ಸುದಶೀ ವನದರ್ಶನೇನ ಗೋಕೋಟಿ ದಾನ ಸದೃಶಂ ಫಲಮಾಶು ಸ್ಯಾತ್. ಇಲ್ಲಿ ಫಲಮಾಪ್ನುವಂತಿ ಅಂತ ಪಾಠ ಇದೆ. ಪಾಪಾನಿ ಯಾನಿ ರವಿಸೂನು ಪಟಸ್ಥಿತಾನಿ ಗೋ ಬ್ರಹ್ಮ ಬಾಲ ಪಿತೃಮಾತೃ ವಧಾಧಿಕಾನಿ ನಶ್ಯಂತಿ ತಾನಿ ತುಳಸೀವನ ದರ್ಶನೇನ ಗೋಕೋಟಿದಾನ ಸದೃಶಂ ಫಲಮಾಪ್ನುವಂತಿ. ಪುಷ್ಕರಾಜ್ಯಾನಿ ತೀರ್ಥಾನಿ ಗಂಗಾದ್ಯಾಃ ಸರಿತಸ್ತಥಾ ವಾಸುದೇವಾದಯೋ ದೇವಾಃ ವಸಂತಿ ತುಳಸೀವನೆ. ತುಳಸೀ ಕಾನನಂ ಯತ್ರ ಯತ್ರ ಪದ್ಮವನಾನಿ ಚ ವಸಂತಿ ವೈಷ್ಣವಾ ಯತ್ರ ತತ್ರ ಸನ್ನಿಹಿತೋ ಹರಿಹಿ. ಯನ್ಮೂಲೇ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾಃ ಯದಗ್ರೇ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ತುಳಸಿ ಶ್ರೀಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದನುತೇ ನಾರಾಯಣ ಮನಃಪ್ರಿಯೇ ರಾಜದ್ವಾರೇ ಸಭಾಮಧ್ಯೆ ಸಂಗ್ರಾಮೇ ಶತ್ರುಪೀಡನೆ ತುಳಸೀ ಸ್ಮರಣಂ ಕುರ್ಯಾತ್ ಸರ್ವತ್ರ ವಿಜಯೀ ಭವೇ. ತುಳಸ್ಯಮೃತ ಜನ್ಮಾಸಿ ಸದಾ ತ್ವಂ ಕೇಶವ ಪ್ರಿಯೇ ಕೇಶವಾರ್ಥೇ ಚಿನೋಮಿ ತ್ವಾಂ ವರದಾ ಭವ ಶೋಭನೆ. ಮೋಕ್ಷೈಕ ಹೇತೋ ಧರಣೀಧರಸ್ಯ ವಿಷ್ಣು ಸಮಸ್ತಸ್ಯ ಗುರೋಃ ಪ್ರಿಯಸ್ಯ ಆರಾಧನಾರ್ಥಂ ಪುರುಷೋತ್ತಮಸ್ಯ ಛಿಂದೇ ದಲಂ ತೇ ತುಳಸಿ ಕ್ಷಮಸ್ವ. ಕೃಷ್ಯಾರಂಭೇ ತಥಾ ಪುಣ್ಯೇ ವಿವಾಹೇ ಅರ್ಥ ಸಂಗ್ರಹೇ ಸರ್ವಕಾರ್ಯೇಷು ಸಿದ್ಧ್ಯರ್ಥಂ ಪ್ರಸ್ಥಾನೇ ತುಳಸೀಂ ಸ್ಮರೇ. ಯಸ್ಮರೇತ್ ತುಳಸೀಂ ಸೀತಾಂ ರಾಮಂ ಸೌಮಿತ್ರಿಣಾ ಸಹ ವಿನಿರ್ಜಿತ್ಯ ವಿಪೂನ್ ಸರ್ವಾನ್ ಪುನರಾಯಾತಿ ಕಾರ್ಯಕೃತ್. ಯಾ ದೃಷ್ಟಾ ಮಿಥಿಲಾಖ ಸಂಘ ಶಮನಿ ದೃಷ್ಟಾ ವಪುಃ ಪಾವನಿ ರೋಗಾಣಾಮಭಿವಂದಿತ ನಿರಸನಿ ಸಿಕ್ತಾಂತಕತ್ರಾಸಿನಿ ಪ್ರತ್ಯಾಸತ್ತಿ ವಿಧಾಯಿನಿ ಭಗವತಃ ಕೃಷ್ಣಸ್ಯ ಸಂರೂಪಿತಾ ನ್ಯಸ್ತಾ ತಚ್ಚರಣೇ ವಿಮುಕ್ತಿಫಲದಾ ತಸ್ಯೈ ತುಳಸ್ಯೈ ನಮಃ. ಖಾದನ್ ಮಾಂಸಂ ಪಿಬನ್ ಮದ್ಯಂ ಸಂಗಚ್ಛನ್ ಅಂತ್ಯಜಾದಿಭಿಃ ಸದ್ಯೋ ಭವತಿ ಪೂತಾತ್ಮಾ ಕರ್ಣಯೋಸ್ತುಳಸೀಂ ಸ್ಮಧರನ್. ಚತುಃಕರ್ಣೇ ಮುಖೇ ಚೈಕಂ ನಾಭಾವೇಕಂ ತಥೈವ ಚ ಶಿರಸ್ಯೇಕಂ ತಥಾ ಪ್ರೋಕ್ತಂ ತೀರ್ಥೇ ತ್ರಯಮುದಾಹೃತಂ ಅನ್ನೋಪರಿ ತಥಾ ಪಂಚ ಭೋಜನಾಂತೇ ತಲತ್ರಯಂ. ಏವಂ ಶ್ರೀ ತುಳಸೀಗ್ರಾಹ್ಯಾ ಅಷ್ಟಾದಶ ಸಲಾ ದಲಾ ಸದಾ ಶ್ರೀ ತುಳಸೀ ಮಹಾತ್ಮ್ಯಂ. ಯೋಂತಃ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಹಾಂನಾ அன்யாம்ச்ச ஹஸ்தசரண ஸ்ரவணத்வகாதீன் ப்ராணான் நமோ பகவதே புருஷாய தேவதானாம் ஸ்ரீயோ விசா ஜானஸ்வத்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய அத்வாய ச நமோ நம. வசது ஸ்ரீமத் ஆனந்த தீர்த்தேந்துர்னோ ஹ்ருதம் வரே யத்வச்சந்திரிகா ஸ்வாந்த சந்தாபம் வினிகிருந்தத் வாணிகே கரவாண்யம்ப சரணோ ஹ்ருதி சர்வதா மத்வாக்கியசரணிர்பூயாத் ஸ்ரீமதாச்சாரியபாவகா. ஹராய பஜகானிஷ்டஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுராவோஹம் வீடே சேதோ ஹிமானினஹ யூயம் சர்வே ப்ரகுருத மனோமே மத்வபாவகம். ஸ்ரீமத்வஹ கல்பவிருஷ்டஸ்து ஜயாரியஹ காமதுஸ்மிருதஹ சிந்தாமணிஸ்து வியாசாரிய முனித்ரய முதாஹிருதம். வாதிராஜகுருன் வந்தே ரகுர்த்தமகுருன் ததா ராகவேந்திரான் ததா சர்வான் சத்குருன் பிரணதோஸ்மே. பூஜ்யாய ராகவேந்திராய சத்யதர்மரதாய ச பஜதாம் கல்பவிருட்சாய நமதாம் காமதேனவே. ஸ்ரீ குருப்யோ நம. ஹரிஹி தபோ வித்யா விரக்தியாதி சத்குண உகாகரானஹம் வாதிராஜகுருன் வந்தே ஹயக்ரீவ தயாஸ்ரயான். இவற்றின திவச ஸ்ரீ வாதிராஜஸ்வாமிகளு மற்ற அவர கிருதிகளு அவர ஜீவன மற்ற கிருதிகளு அன்னோதர் பக்கே காரியக்கிரம இது. வாதிராஜஸ்வாமிகள வக்தித்வ இடீ நம்ம வைஷ்ணவ வேதாந்தத பரம்பரையில் தும்ப அபூர்வவாதம். சாமான்யவாகி கெலவரு ஒந்தொந்து விபாகத்தில் பல கிரேட் அனுச்சிக்கொண்டிருக்கார். லேகனதல்லி ತಪಸ್ಸಿನಲ್ಲಿ ವಿದ್ಯಾಪ್ರಸಾರದಲ್ಲಿ ಅಥವಾ ವ್ಯಾಸಾಹಿತ್ಯದ ಗ್ರಂಥರಚನೆಯಲ್ಲಿ ದಾಸಾಹಿತ್ಯದ ಗ್ರಂಥರಚನೆಗಳಲ್ಲಿ ಈಗ ಒಂದೊಂದು ಮಾಧ್ಯಮದಲ್ಲಿ ಒಬ್ಬೊಬ್ಬರು ಪ್ರಾವೀಣ್ಯವನ್ನು ಪಡೆದಿರ್ತಾರೆ. ಶ್ರೀ ವಾದಿರಾಜಸ್ವಾಮಿಗಳು ಸಕಲ ವಿಧದಲ್ಲೂ ಕೂಡ ವಿಶೇಷವಾದ ಪ್ರಾವೀಣ್ಯ ಪಡೆದಿದ್ದ ಮಹಾಜ್ಞಾನಿಗಳು. ಪುರಂದರದಾಸರಂಥ ಮಹಾನುಭಾವರು ವ್ಯಾಸ ಸಾಹಿತ್ಯ ದೃಷ್ಟಿಯಿಂದ ಪ್ರಸಿದ್ಧರಾಗಲಿಲ್ಲ. ಇನ್ನೂ ಕೆಲವರು ವ್ಯಾಸಸಾಹಿತ್ಯದಲ್ಲಿ ಬರೆದ ಎಷ್ಟೋ ದೊಡ್ಡ ಜ್ಞಾನಿಗಳು ದಾಸಸಾಹಿತ್ಯದಷ್ಟು ಪ್ರಸಾರಕ್ಕೆ ಬರಲಿಲ್ಲ. ಆದರೆ ವಾದಿರಾಜಸ್ವಾಮಿಗಳು ಹಾಗಲ್ಲ. ವ್ಯಾಸಸಾಹಿತ್ಯ ದಾಸಸಾಹಿತ್ಯ ಲೇಖನ ಮತ್ತು ವಿಶೇಷ ಸಂಶೋಧನೆಯ ದೃಷ್ಟಿಯಿಂದ ಗ್ರಂಥರಚನೆ ವ್ಯಾಸಸಾಹಿತ್ಯದಲ್ಲೂ ಗ್ರಂಥರಚನೆ ದಾಸಸಾಹಿತ್ಯದಲ್ಲೂ ಗ್ರಂಥರಚನೆ ಅಗಾಧವಾದ ತಪಸ್ಸು ತಪಶಕ್ತಿ ಮತ್ತು ವಿಶೇಷವಾದ ಒಂದು ಸಂಘಟನೆ ಮತ್ತು ಆಶ್ರಿತ ಜನರ ಉದ್ಧಾರವನ್ನು ಸತ್ತವರನ್ನು ಬದುಕಿಸೋದರಿಂದ ಹಿಡಿದು ರೋಗಿಗಳನ್ನು ನಿರೋಗಿಗಳನ್ನಾಗಿ ಮಾಡೋದು ಮೊದಲಾದ ಅನೇಕ ಕಾರ್ಯಕ್ರಮಗಳು ಅದರೆಲ್ಲದರಲ್ಲೂ ಕೂಡ ವಿಶಿಷ್ಟವಾದಂಥ ಹಿರಿಮೆಯನ್ನು ಹೊಂದಿದ್ದು ಶ್ರೀ ವಾದಿರಾಜಸ್ವಾಮಿಗಳ ಹಿರಿಮೆ. ಜೊತೆಗೆ ದೀರ್ಘಾಯುಷ್ಯ ಅದೊಂದು ಕಲಿಯುಗದ ದಾಖಲೆ. ವಾದಿರಾಜಸ್ವಾಮಿಗಳದು 120 ವರ್ಷಗಳ ದೀರ್ಘಕಾಲದ ಜೀವನ. 1480 ಅವರ ಅವತಾರ. 1480 ಸರಿಯಾಗಿ 1600 ಅವರ ವೈಕುಂಠಯಾತ್ರೆ. 120 ವರ್ಷಗಳ ಸುದೀರ್ಘವಾದ ಜೀವನ ಇದೆಲ್ಲ ದೃಷ್ಟಿಯಿಂದನೂ ಮತ್ತು ದೀರ್ಘಕಾಲದ ಸನ್ಯಾಸ. ಅವರ ಸನ್ಯಾಸ ತಗೊಂಡಾಗ ಅವರಿಗೆ 8 ಒಟ್ಟು 120 ಆದರೆ 112 ಸನ್ಯಾಸಿಗಳಾಗಿತ್ತು. 112 ಕಾಲದ ಸನ್ಯಾಸ ಅದು ಮೋಸ್ಟ್ ಆಕ್ಟಿವ್ ಸನ್ಯಾಸ. ಮತ್ತೆ ಸನ್ಯಾಸ ಅಂತ ಹೆಸರಿಗೆ ಸನ್ಯಾಸ ಅಲ್ಲ, ಕೊನೆಯ ದಿವಸದವರೆಗೂ ಕೂಡ ಆಕ್ಟಿವ್. ಕೆಲಸ ಎಷ್ಟೋ ಸತ್ಯ 100 ದಾಟಿದವರು ಸಿಗ್ತಾರೆ ಅಲ್ಲಲ್ಲಿ. ಅದೇ ರೀ ಅಚರಣೆ ಇರೋದಿಲ್ಲ, ಕೋಮಾಷ್ಟದಲ್ಲಿ ಇದ್ದಾಗಿರ್ತಾರೆ. ಕೂತ್ರ ಕೂಡಿಸ್ಬೇಕು ಎದುರು ಎಬ್ಬಿಸ್ಬೇಕಷ್ಟೇ. ಇನ್ನೇ ಬದುಕಿರ್ತಾರೆ ಬದುಕಿರ್ತಾರೆ ಅಷ್ಟೇ. ಆ ಉತ್ಸವ ಆಚರಣೆ ಪೂರ್ತಿ ಇರ್ತಾರೆ ಹೊರತು ಯಾವುದೂ ಕರೆದಿಲ್ಲ. ಉತ್ಸವ ಮಾಡಿಸಿಬಿಟ್ಟು ಗೊತ್ತೂ ಆಗೋದಿಲ್ಲ ಆ ಸ್ಥಿತಿಯಲ್ಲಿ ಇರ್ತಾರೋ. ಅವ್ರು ಉತ್ಸವ ಮಾಡ್ತಿದ್ರೆ ಅರ್ಥನೂ ಆಗಲ್ಲ ಹಾಗಿರ್ತಾರೆ. ವಾದಿರಾಜಸ್ವಾಮಿಗಳು ಹಾಗಲ್ಲ. 120 ಬೃಂದಾವನ ಪ್ರವೇಶ ಮಾಡೋ ದಿವಸ ಕೂಡ ಅಷ್ಟೇ ಆಕ್ಟಿವ್ ಆಗಿತ್ತು. ಇದೆಲ್ಲ ಭಾರಿ ಆಶ್ಚರ್ಯ ಹುಟ್ಟಿಸ್ತಕ್ಕಂಥ ಸಾಧನೆ. ಈ ಕ್ರೆಡಿಟಲ್ಲಿ ಎಲ್ಲಿಗೆ ಹೋಗುತ್ತೆ? ಈ ಮ್ಯಾಚ್ ಗೆದ್ದ ತಕ್ಷಣ ಇಂಡಿಯಾ ಗೆದ್ದು ಹೋಗ್ಬಿಡ್ತಾರೆ ತಕ್ಷಣ. ಕ್ರೆಡಿಟ್ ಹೋಗೋದು ಎಲ್ಲಿಗೆ? ದೇಶಕ್ಕೆ ಹೋಗುತ್ತೆ. ವಾದಿರಾಜಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳಂಥವರು ಮಾಡಿದ ಎಂಥ ಸಾಹಸಗಳ ಕ್ರೆಡಿಟ್ ಎಲ್ಲಿಗೆ ಹೋಗುತ್ತೆ ಅಂದರೆ ಮಧ್ವ ಸಿದ್ಧಾಂತಕ್ಕೆ ಹೋಗುತ್ತೆ. ಮಧ್ವ ಸಿದ್ಧಾಂತದ ಅನುಯಾಯಿಗಳು. ಆದ್ದರಿಂದ ಅವ್ರು ಮಾಡಿದ ಪ್ರತಿಯೊಂದು ಸಾಧನೆ ಹಿನ್ನೆಲೆ ಕೂಡ ಮಧ್ವ ಸಿದ್ಧಾಂತದ ಹಿರಿಮೆಯನ್ನು ಸಾಧಿಸ್ತಕ್ಕಂಥ ಸಾಧನೆ. ಅದು ಅರ್ಥ ಮಾಡಿಕೊಂಡ್ರೆ ಇವರ ಚರಿತ್ರೆ ವೈಯಕ್ತಿಕ ಹಿರಿಮೆಯ ಕಥೆಯಾಗಲಿಲ್ಲ, ಅದು ತಾತ್ವಿಕ ಹಿರಿಮೆಯ ಕಥೆಯಾಯಿತು. ವೈಯಕ್ತಿಕ ಹಿರಿಮೆ ಅದು ಯಾವಾಗಲೂ ಸ್ಟಾರ್ಟ್ ಟೇಬಲ್ ತಾತ್ವಿಕ ಹಿರಿಮೆ ಆದಾಗ ಅದಕ್ಕೆ ವಿಶೇಷವಾದ ಮಹತ್ವ ಬರುತ್ತೆ. ಅಂಥವರ ಸಾಲಿಗೆ ಸೇರಿದವರು ವಾದಿರಾಜಸ್ವಾಮಿಗಳು. ಅವ್ರು ಹುಟ್ಟಿದ್ದು ಹೂವಿನ ಕೆರೆ ಅಂತ ಒಂದು ಗ್ರಾಮ, ಹೂವಿನ ಕೆರೆ ಕೋಟೇಶ್ವರ ಅಂತಿದೆ, ಅವ್ರು ಕುಂದಾಪುರದ ಹತ್ರ ಕೋಟೇಶ್ವರ ಅಂತ ಬರುತ್ತೆ. ಅಲ್ಲಿ ಹತ್ತಿರದಲ್ಲಿ ಹೂವಿನ ಕೆರೆ ಅಂತ ಒಂದು ಚಿಕ್ಕ ಗ್ರಾಮ, ಆ ಕಡೆ ಗ್ರಾಮ ಅಂದರೆ ಒಂದೇ ಮನೆ ಅಂತ ಅರ್ಥ, ನಾಲ್ಕಾರು ಮನೆ ಅಲ್ಲ, ಒಂದೇ ಮನೆ ಇದ್ದರೆ ಗ್ರಾಮ, ಹೆಸರೇ ಬಂದ್ಬಿಡುತ್ತೆ ಅದಕ್ಕೆ. ಅಷ್ಟರ ಮಟ್ಟಿಗೆ ಬಹಳ ಒಂದೇ, ಇವತ್ತು ಒಂದೇ ಮನೆಯಲ್ಲಿ ನೋಡಿದರೆ ಒಂದೇ ಮನೆ ಇರೋದಲ್ಲಿ. ಆದರೆ ಅಲ್ಲಿ ಅವರು ರಾಮಾಚಾರ್ಯ ಗೌರಿದೇವಿ ಅಂತಕ್ಕಂಥ ದಂಪತಿಯವರು, ತಂದೆ ತಾಯಿಗಳ ಹೆಸರು ಅದು, ಅವರು ವಾಸ ಮಾಡಿಕೊಂಡಿದ್ದರು. ಅವರಿಗೆ ಅನೇಕ ದಿವಸಗಳ ಕಾಲ ಸಂತತಿ ಇರಲಿಲ್ಲ. ಆಗ ವಾಗೀಶ ತೀರ್ಥರು ಸೋದೆ ಮಠದಲ್ಲಿ ಅಧಿಪತಿಗಳಾಗಿದ್ದವು. ಸೋದೆ ಮಠ ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಸಹೋದರರು, ಅವರಿಂದನೇ ಸನ್ಯಾಸ ಸ್ವೀಕಾರ ಮಾಡಿದ ವಿಷ್ಣು ತೀರ್ಥರು, ಅವರ ಒಂದು ಆಧಿಪತ್ಯದ ಪೀಠ ಅದು. ಸೋದೆ ಮಠ ಅಂದರೆ ಅದು ಎಂಟು ಮಠಗಳಲ್ಲಿ ಒಂದು. ವಿಷ್ಣು ತೀರ್ಥರ ಪೀಳಿಗೆಯಲ್ಲಿ ಬಂದವರು ವಾಗೀಶ ತೀರ್ಥರು ಅಂತಿದ್ದವರು. ಅವರು ಸಂಚಾರ ಕ್ರಮೇಣ ಆ ಕಡೆ ಬಂದಾಗ ಇವರು ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಹೀಗೆ ನಮಗೆ ಸಂತತಿಯಲ್ಲಿ ಅನುಗ್ರಹ ಮಾಡಬೇಕು ಅಂತ ಕೇಳಿದರೆ ಅವರು ದೈವಿಕವಾದ ಹಿನ್ನೆಲೆಯಲ್ಲಿ ಮಾತಾಡ, ಸುಮ್ಮನೆ ಮಾತಾಡೋದು ಬೇರೆ, ಭಗವಂತನ ಸಂಕಲ್ಪ ಅರ್ಥ ಮಾಡಿಕೊಂಡು ಮಾತಾಡೋದು ಬೇರೆ. ಅದರ ಪ್ರಭಾವದಿಂದ ಅವರು ಹೇಳಿದರು ನಿಮ್ಮೊಂದು ಮಗು ಆಗುತ್ತೆ ಅಂಥೇಳಿ ಅನುಗ್ರಹವನ್ನು ಮಾಡಿ. ಭಾರಿ ಖುಷಿಯಾಯಿತು ಅವರು. ತಕ್ಷಣ ಎಚ್ಚರಿಕೆಯ ಮಾತನ್ನು ಹೇಳಿಬಿಟ್ಟು ಮಗು ನಮಗೆ ಕೊಡಬೇಕು ಅಂತ ಹೇಳಿದ್ರು. ತಕ್ಷಣ ಮಗು ನಿಮಗಾಗತ್ತೆ, ನಿಮ್ಮ 100 ರೂಪಾಯಿ ನೋಡ್ಕೊಂಡು ನಾವು ವಾಪಸ್ ಕೊಡಬೇಕು ಅಂದರೆ ಎಷ್ಟು ಸಿದ್ಧ ಆಗುತ್ತೆ? ಭಾರಿ ಬಡವರು ತಾನೇ, 1 ಕೋಟಿ ರೂಪಾಯಿ ಕೊಡ್ತೀನಿ, ನಾನು ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಕಷ್ಟ ಎಳಿಸಿಟ್ಟು ಬರುತ್ತೆ. ಹಾಗಂದ್ರಂತೆ ತಕ್ಷಣ ಅವರಿಗೆ ಒಂದು ಕ್ಷಣ ಆನಂದ, ದುಃಖ ಎರಡೂ ಆಗೋಯ್ತು. ಆ ಮಗು ಹುಟ್ಟುತ್ತೆ ತುಂಬ ಆನಂದ, ಆದರೆ ಮಠಕ್ಕೆ ಕೊಡಬೇಕು ಅಂತೇಳಿ ದುಃಖ. ಅವ್ರು ಹೇಳ್ಕೊಂಡಿರುತ್ತೆ, ಆಗ ಸಮಾಧಾನ ಮಾಡ್ಕೋತಾರೆ. ಮಗುವನ್ನು ಕೊಡೋದಲ್ಲ, ಮಠಕ್ಕೆ ಕೊಡ್ತೇವೆ ಅಂತ ಹೇಳಿದರೆ ಅದು ತ್ಯಾಗ. ಅದು ಬರೀ ವ್ಯಕ್ತಿಗೆ ಕೊಡೋದಲ್ಲ, ಒಂದು ಸಂಸ್ಥಾನಕ್ಕೆ ಕೊಡೋದು. ಅಂದರೆ ತಮ್ಮ ಹುಟ್ಟತಕ್ಕಂಥ ಮಗು ಸಾಮಾನ್ಯ ಮಗು ಹುಟ್ಟೋದಿಲ್ಲ, ಒಂದು ಪೀಠ ಅಪೇಕ್ಷೆ ಮಾಡ್ತಕ್ಕಂಥ ಮಗು ಹುಟ್ಟುತ್ತೆ ಅಂತೇಳಿ ಸಮಾಧಾನವಾಯಿತು. ವಾಗೀಶ ತೀರ್ಥರು ಅರ್ಥ ಮಾಡಿಕೊಂಡು ಅವರ ದುಃಖವನ್ನು ಒಂದು ಪರಿಹಾರವನ್ನು ಹೇಳಿದರು. ಒಂದು ಕೆಲಸ ಮಾಡಿ, ನೀವು ಕೊಡಲೇಬೇಕು ಅಂತೇನಿಲ್ಲ, ಒಂದು ಕರಾರನ್ನು ಪಾಲಿಸಿಬಿಟ್ರೆ ಕೊಡಬೇಕಾಗಿಲ್ಲ ಅಂತ ಹೇಳಿಬಿಡಿ. ಸ್ವಲ್ಪ ಧೈರ್ಯ ಬಂತವೆ. ಏನು ಅಂದರೆ, ನೀವು ಹುಟ್ಟಿದ ಮಗು ಮನೆ ಒಳಗೆ ಹುಟ್ಟಿದರೆ ನೀವೇ ಇಟ್ಕೊಳ್ಳಿ, ಹೊರಗೆ ಹುಟ್ಟಿದರೆ ನಮಗೆ ಕೊಡಿ ಅಂತೇಳಿ. ಅವ್ರಿಗೆ ಅರ್ಥ ಏನು, ಮುಕ್ಕಾಲು ಜೀವ ಬಂದಾಗ ಆಯ್ತು ಅಷ್ಟೇ. ಸಾಮಾನ್ಯವಾಗಿ ಮನೆಯವರು ಯಾರು ಹುಡ್ತಾರೆ, ಎಲ್ಲೋ ಆಕಸ್ಮಿಕ ಬಸ್ಸಲ್ಲಿಗೆ ಸೆಲೆತ್ ಕೇಳ್ತಿರ್ತೀವಿ ಅಷ್ಟೇ ಡೆಲಿವರಿಗಳನ್ನು. ಸಾಮಾನ್ಯವಾಗಿ ಮನೆಯಲ್ಲೂ ಎಲ್ಲ ಹುಡ್ತಾರೆ, ಒಳಗೆಲ್ಲ ಹುಡ್ತಾರೆ. ಅದು ನಾವು ವಿಷಯ ಹೇಗೂ ಪ್ರಿಕಾಷನ್ ಕೊಟ್ಟಿದ್ರೆ ಎಚ್ಚರಿಕೆ ಅಂತಿದ್ರೆ ಆಯ್ತು. ಮತ್ತೆ ಅದೇ ಸಾಮಾನ್ಯವಾಗಿ ಮನೆಯಲ್ಲಿ ಹುಡ್ತಾರೆ. ಈ ಪರಿಸ್ಥಿತಿ ಗೊತ್ತಿರೋದ್ರಿಂದ ಮನೆಯೊಳಗೆ ವ್ಯವಸ್ಥೆ ಮಾಡಿಕೊಂಡ್ರಾಯ್ತು ಅಂತ ಒಪ್ಕೊಂಡ್ಬಿಟ್ಟು. ವಾಗೀಶತೀರ್ಥರು ಮಾತು ಯಾತಕ್ಕೆ ಹೇಳಿದ್ರು ಅಂದರೆ, ಅವರು ದೈವಿ ಸೂಚನೆಯಿಂದ ಅವ್ರು ಮಾತಾಡಿದ್ರು. ದೈವಿ ಸೂಚನೆ ಸುಳ್ಳಾಗೋದಿಲ್ಲ, ಅದಕ್ಕೆ ಕರಾರು ಕೊಟ್ಟರು. ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ದೈವಿ ಸಂಕಲ್ಪದಲ್ಲಿ ಮನುಷ್ಯರ ಪ್ರಪಂಚ ಬಂದ ಸಂಕಲ್ಪ ನಡೆಯೋದೇ ಇಲ್ಲ. ಅದು ಅವ್ರಿಗೆ ಮನವರಿಕೆಯಾಗಲಿ ಅಂತ ಕೊಟ್ಟಿತ್ತು. ಅವ್ರ ಟ್ರಯಲ್ ಆ್ಯಂಡ್ ಎರರ್ ಟ್ರೈ ಮಾಡಲಿಲ್ಲ ಅವರು. ಅದು ತಮಗೆ ಸಿಗದೆ ಗ್ಯಾರಂಟಿ ಅವರಿಗೆ. ಅದು ಅವ್ರು ಪ್ರಯತ್ನ ಮಾಡಲಿ, ಸ್ವಲ್ಪ ನೋಡಬೇಡ ಅಂತ ಏನಾಗುತ್ತೆ. ಅದರಿಂದ ಏನಾಗುತ್ತೆ, ದೈವಿ ಸಂಕಲ್ಪ ದೊಡ್ಡದು ಅಂತಲೂ ಗೊತ್ತಾಗುತ್ತೆ. ಜೊತೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಅವ್ರಿಗೆ ಇಷ್ಟು ದೈವಿ ಸಂಕಲ್ಪ ಇದ್ದಿದ್ದರಿಂದ ದುಃಖ ಪಡಬೇಕಾಗಿಲ್ಲ ಅಂತ ಮೆಂಟಲ್ಲಿ ಪ್ರಿಪೇರ್ ಆಗ್ತಾರೋ. ಅಂದರೆ ವ್ಯಾಗೀಶ್ತೀರ್ಥರು ಒಳ್ಳೆ ಸೈಕಾಲಜಿ ಸ್ಟಡಿ ಮಾಡಿ ಹೇಳ್ತಾರೆ, ಭಾಳ ಮುಖ್ಯ. ಅದು ಏನೋ ಒಂಥರ ಇದು ಮಾಡೋದಲ್ಲ, ಬಂಧನಕ್ಕೆ ಸಿಕ್ಕಿಸ್ಬಿಟ್ಟು ನೀವು ಕೇಳಿದ್ದೀರಿ ಕೊಟ್ಟೆ ಆ ಥರ ಅಲ್ಲ, ಒಂದು ಚಾನ್ಸ್ ಕೊಟ್ಟು ಅವ್ರು ಹುಷಾರಾದರು. ದೇವರ ಅನುಗ್ರಹ, ಹಿಂದಿನ ಕಾಲದ ಸಿದ್ಧಿಯ ಮುಖ ಅದು. ಒಂದು ಇವತ್ತು ಗ್ಯಾರಂಟಿಯಾಗಿ ಔಷಧಿ ಕೊಟ್ಟು ವಾಸಿ ಮಾಡ್ತೇವೆ ಅಂತ ಹೇಳೋದಕ್ಕೆ ಯಾವ ಡಾಕ್ಟ್ರ್ ಕೈಲೂ ಸಾಧ್ಯ ಇಲ್ಲ. ಎಂಥ ಸಮಯ ತೀರಾ ಸಣ್ಣ ಔಷಧಿ ಅವರು ಮರಣ ಒಂದು ಮರಣಾಂತಕ ಆಗ್ಬೋದು. ಎಷ್ಟೋ ಸಲ ವಾಸಿ ಮಾಡಲಿಕ್ಕೆ ಅದಕ್ಕೂ ಪ್ರಾಣನೇ ತೆಗೆದು ಗ್ಯಾರಂಟಿ ಕೊಡೋಕ್ಕೆ ಆಗೋದಿಲ್ಲ. ಆದರೆ ತಮ್ಮ ಸತ್ವಜ್ಞಾನದಲ್ಲಿ ಮಾತ್ರ ಗ್ಯಾರಂಟಿ ಕೊಡ್ತಾರೆ. ಹಾಗೆ ಆಗುತ್ತೆ, ನೀವು ಸಂತತಿ ಪಡೆದೇ ಪಡಿತೀರಿ ಅಂತ ಹೇಳಿದ್ರು. ಹಾಗೆ ಗರ್ಭಿಣಿ ಆಗೇ ಬಿಟ್ರು ಅವರು. ಅವರಿಗೆ ಖುಷಿಯಾಯಿತು, ಎಚ್ಚರಣೆ ಬಂತು. ಓಹೋ, ಮಗು ನಮ್ಮಲ್ಲೇ ಹುಡಬೇಕಾದ್ರೆ ಇದು ಮನೆಯಿಂದ ಹೊರಗಡೆ ಹುಟ್ಟಬಾರದು ಸಂಕಲ್ಪ ಮಾಡಿದ್ರು. ಅದಕ್ಕೆ ತಕ್ಕಂಥ ಎಲ್ಲ ಎಚ್ಚರಿಕೆಯನ್ನು ತಗೊಂಡ್ರು. ಅವರೇನು 9 ತಿಂಗಳು ಆದಮೇಲೆ ಎಚ್ಚರಿಕೆ ತೊಗೊಂಡ್ರೆ ಸಾಕಾಗ್ತಿತ್ತು, ಗರ್ಭಿಣಿ ಆ ದಿವಸನೇ ತೊಗೊಂಡ್ಬಿಟ್ರೆ ಹೆಚ್ಚಿಗೆ ಹೊರಗೆ ಓಡಾಡೋದು ಬಿಟ್ಬಿಟ್ರೆ ರೀ ಅಂತೇಳಿ, ಅಪ್ಪಿ ತಪ್ಪಿನೂ ಹೊರಗೆ ಹೋಗ್ಬಾರ್ದು. ಯಾವ ಕಾಲಕ್ಕೆ ಏನಾಗುತ್ತೋ ಯಾರಿಗೆ ಗೊತ್ತು ಅಂತ ಯೋಚನೆಯಿಂದ ಭಾರಿ ಹುಷಾರಾಗಿದ್ಬಿಟ್ರು. ಅಪ್ಪಿ ತಪ್ಪಿನ ಹೊರಗೆ ಹೋದಂತೆ ನೋಡಿಕೊಂಡ್ರು. ಹಾಗೆ ತಿಂಗಳು ಕಳೀತಾ ಬಂತು. 9 ತಿಂಗಳು ಆಯಿತು, 9ನೇ ದಿವಸಕ್ಕೂ ಬಂತು. ದೇವರ ಸಂಕಲ್ಪ ಎಷ್ಟು ವಿಚಿತ್ರ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಸಾಧನೆಯ ದ್ವಾದಶಿ ದಿವಸ, ಮಾಘಶುದ್ಧ ದ್ವಾದಶಿಯ ದಿವಸ, ಅವರೆಲ್ಲರೂ ಎಲ್ಲ ಪಾಲನೆ ಕೂತಿದ್ದಾರೆ. ಇವರೊಬ್ಬರು ತುಂಬ ಗರ್ಭಿಣಿ ಆದ್ದರಿಂದ ಇವರೊಬ್ಬರು ಫ್ರೀ ಇದ್ದಾರಷ್ಟೇ, ಊಟಕ್ಕಿಂತ ಕೂಡದೆ. ಅವ್ರು ಸ್ವಲ್ಪ ವಿನಾಯಿತಿ ಶಾಸ್ತ್ರ ಪ್ರಕಾರ ಇದೆ, ಸ್ವಲ್ಪ ತಗೊಂಡಿದ್ದೆ. ಉಳಿದವರೆಲ್ಲ ಕೂತಿದ್ದಾರೆ. ಆಗ ಅವ್ರು ಸುಮ್ಮನೆ ನೋಡ್ತಾರೆ, ನೋಡದೇ ಇದ್ರು ಆಗ್ತಾ ಆ ಕಡೆ, ಆ ಕಡೆಗೆ ಅವ್ರದ್ದೇ ಗದ್ದೆ, ಗದ್ದೆಯಲ್ಲೇ ಮನೆ ಇರೋದು ಆ ಕಡೆ ಅಭ್ಯಾಸ. ಇವತ್ತಿಗೂ ಇರುತ್ತೆ ಆ ಕಡೆಗೆ, ಆಗಂತೂ ಸಾಮಾನ್ಯವಾಗಿರ್ತಿತ್ತು. ಆ ಗೌರಿ ಗದ್ದೆ ಅಂತಲೇ ಅದಕ್ಕೆ ಹೆಸರು, ಇವ್ರ ಹೆಸರೇ ಇತ್ತು ಗೌರಿ ಗದ್ದೆ ಅಂತ ಹೆಸರು. ನೋಡ್ತಾರೆ, ಒಂದು ಹಸು ಬಂದು ತುಂಬಿ ಬೆಳೆದ ಪೈರಿಗೆ ಬಾಯಿ ಹಾಕ್ತಾ ಇತ್ತು. ನೋಡಿದರು ಇವರಿಗೆ ಆ ಕ್ಷಣಕ್ಕೆ ಎಲ್ಲ ಮರೆಸ್ಬಿಟ್ರೆ ನಡೆಯುತ್ತೆ. ಹಸುರು ಓಡಿಸೋದೊಂದೇ ಗುರಿ ಮಾಡ್ಕೊಂಡ್ಬಿಟ್ರು ಪಾಪ. ಉಳಿದವ್ರಿಗೆ ಕೂಗಿ ಹೇಳಾಗಿಲ್ಲ, ಎಲ್ಲ ಊಟಕ್ಕೆ ಕೂತಿದ್ದಾರೆ. ಎದ್ದು ಬರಬಾರ್ದು, ಯಾರು ಕೂಡ ಎದ್ದು ಬರಬಾರ್ದು, ಊಟಕ್ಕೆ ಕೂತರು ಅಂತ ಗೊತ್ತಿದೆ. ಹಸುವಿನ ಓಡಿಸ್ಬಾರ್ದು ಗೊತ್ತಿರಬಾರ್ದೆ, ಶಾಸ್ತ್ರ ಹೇಳುತ್ತೆ ಹಸುವಿನ ಓಡಿಸ್ಬಾರ್ದು. ಶಾಸ್ತ್ರ ಹೇಳುತ್ತೆ ಹಸು ಮನೆ ಒಳಗೆ ಬಂದರೂ ಓಡಿಸ್ಬೇಡಿ ಅದು, ಯಾಕೆಂದರೆ ಅದು ಏನು ತಿಂದರೂ ಕೂಡ ನಮಗೆ ವಾಪಸ್ ಬರೋದು. ಬಹುಶಃ ಯಾವುದೇ ಒಂದು ಪ್ರಾಣಿ ಅಷ್ಟು ಒಂದು ಹಿರಿಮೆ ಹೊಂದಿದೆ ಅಂದರೆ ಗೋವು ಮಾತ್ರ. ಅದು ಏನೇ ಮಾಡಿದರೂ ಕೂಡ ಇಲ್ಲ ಹಾಲಾಗಿ ಬರುತ್ತೆ, ಇಲ್ಲ ಗೋಮಯ ಆಗಿ ಬರುತ್ತೆ, ಗೋಮೂತ್ರ ಆಗಿ ಬರುತ್ತೆ. ಅಂತೂ ನಮಗೆ ಫಲ. ಆದ್ದರಿಂದ ಹಸುವನ್ನು ಮಾತ್ರ ಏನು ಮಾಡಿದ್ರು ಓಡಿಸ್ಬೇಡಿ ಅಂತ ಹೇಳ್ತಾರೆ. ನೀವು ತಿಂತಾ ಇದ್ದರೆ ಸುಮ್ಮನೆ ಇರಿ, ಇನ್ನೊಬ್ಬರು ಮನೆಗೆ ಹೋದರೂ ಕೂಡ ಹೇಳಕ್ಕೆ ಹೋಗಬೇಡಿ, ಮನೆಗೆ ಹೋಗಿ ತೋಡಿದ್ದು ಕೂಗಬೇಡಿ. ಅವರು ಅವ್ರಿಗೆ ನೋಡ್ಕೊ ಏನಾರು ಮಾಡ್ಕೊಂಡು ನೀವು ಪಾಪ ಕಟ್ಕೋಬೇಡಿ ಅಂತ ಹೇಳ್ತಾರೆ ಮನೆ ಪಾಠ. ನಾವು ಇನ್ನೊಬ್ಬರು ಮನೆ ಬೇಕಾದ್ರೆ ಹಾಗೆ ಮಾಡ್ತೀವಿ, ನಮ್ಮ ಮನೆ ಬಂದರೆ ಓಡಿಸ್ಬಿಡ್ತೀವಿ, ಬಿಡೋದಿಲ್ಲ. ಆದರೆ ಅದನ್ನು ಮಾಡಬೇಡಿ ಅಂತ ಹೇಳಿದ್ರೆ ನಿಮ್ಮ ಮನೆ ಇನ್ನೊಬ್ಬರು ಮನೆಗೆ ಹೋದರೂ ಹೇಳಬೇಡಿ, ಅದು ಪುಣ್ಯಕರವಾದ ಕೆಲಸ ಅಂತ ಹೇಳ್ತಾರೆ. ಅದು ಗೊತ್ತವ್ರಿಗೆ ಪಾಪ, ಅದು ಒಳ್ಳೆ ಸುಸಂಸ್ಕೃತ ವ್ಯಕ್ತಿ ಅವರು. ಆಯ್ತು ಯಾರು ಓಡಿಸ್ಬೇಕು ಅಂತ ಅನ್ನಿಸ್ಬೇಕಾ? ಇದ್ದಕ್ಕಿದ್ದಾಗ ಅಭಿಮಾನ ಬಂದ್ಬಿಡುತ್ತೆ. ಅದರಲ್ಲೇ ಒಂದು ಸಾತ್ವಿಕವಾದ ಪ್ರೇರೇಪಣೆ ಇದೆ. ದೊಡ್ಡವರ ಕಥೆಗಳನ್ನು ಕಥೆ ಅಂತ ಕೇಳಿದ್ರೆ ಅರ್ಥ ಇರೋದಿಲ್ಲ, ಅದು ಬ್ಯಾಕ್ಗ್ರೌಂಡ್ ಇರೋದು. ಅಂಥ ಪುಣ್ಯಾತ್ಕೀರ್ತಿ ಸುಸಂಸ್ಕೃತ ಸ್ತ್ರೀ ಓಡಿಸೋಕ್ಕೆ ಯಾಕೆ ಪ್ರಯತ್ನ ಪಟ್ಟರು ಅಂದರೆ ಇನ್ನೊಂದು ಒಂದು ಆ್ಯಂಗಲಿಂದ ಯೋಚನೆ ಮಾಡಬೇಕು. ಅದು ಪೈರು ಬೆಳೆದಿದೆ, ತುಂಬ ಕೊಯ್ಲಿಗೆ ಬಂದಿದೆ. ಆ ಹೊತ್ತಿನಲ್ಲಿ ದೇವರಿಗೆ ಸಮರ್ಪಣೆ ಮಾಡಬೇಕು, ದೇವರಿಗೆ ನೈವೇದ್ಯವಾಗಬೇಕು, ಮತ್ತು ಬ್ರಾಹ್ಮಣರಿಗೆ ಭೋಜನ ಆಗಬೇಕು. ಅದಕ್ಕಿಂತ ಮುಂಚೆ ಬೇರೆ ಕಡೆ ಉಪಯೋಗಿಸ್ಬಾರ್ದು. ಗೋಗ್ರಾಸ ಮೊದಲು ಕೊಡೋಹಾಗಿಲ್ಲ, ದೇವ್ರ ನೈವೇದ್ಯ ಆದಮೇಲೆ ವೈಶ್ವದೇವಾದಿ ಆದಮೇಲೆ ಗೋಗ್ರಾಸ ಕೊಡಬೇಕು. ಆ ಥರ ಯೋಚನೆ ಮಾಡ್ತಾರೆ. ಗೋ ತಿನ್ನೋದು ಒಳ್ಳೆಯದೇನೆ, ಬಟ್ ಇದು ದೇವ್ರ ನೈವೇದ್ಯಕ್ಕೆ ಉಪಯೋಗಕ್ಕೆ ಬರುತ್ತಲ್ಲ, ತಿನ್ನಬಾರ್ದು. ಅದಕ್ಕೆ ಓಡಿಸ್ಬೇಕು ಅಂತೇಳಿ. ಅಂದರೆ ನಮ್ಮಂತೆ ಓಡಿಸೋದಲ್ಲ, ನಮ್ಮ ಪೈರು ನಷ್ಟ ಆಗುತ್ತೆ ಆ ರೀತಿ ಓಡಿಸೋದಲ್ಲ, ತಾತ್ವಿಕ ಹಿನ್ನೆಲೆಯಲ್ಲೇ ಓಡಿಸ್ಲಿಕ್ಕೆ ಅಂತ ಹೋದರು ಪಾಪ. ಮನೆಯಿಂದ ಹೊರಗೆ ಕಾಲಿಟ್ಟು 4 ಹೆಜ್ಜೆ ಹೋಗುತ್ತೆ ಹೆರಿಗೆ ಆಗಿ ಹೋಯಿತು. ಅವ್ರಿಗೆ ಬೇಕಾಗಿದ್ದೆ ಹೊರಗೆ ಬರೋದು ಬೇಕಾಗಿತ್ತು, ಹೊರಗೆ ಬಂದರೂ ತಕ್ಷಣವೇ ನಡೆದೋಯ್ತು. ಹಿರಣ್ಯಕಶಿಪು ಎಷ್ಟೆಷ್ಟೋ ವರ ಕೇಳಿದ್ರು ಕೂಡ ಕರೆಕ್ಟಾಗಿ ಸ್ಯಾಟಿಸ್ಫೈ ಆಯಿತೋ ಇಲ್ಲೋ, ಅದು ಕೆಟ್ಟ ಪ್ರಸಂಗದ ಒಳ್ಳೆಯ ಪ್ರಸಂಗ ಅಷ್ಟೇ ಡಿಫರೆನ್ಸ್. ಇದು ಒಳ್ಳೆಯದಕ್ಕೆ ಕಾರಣ ಆಯಿತು, ಅದು ಕೆಟ್ಟದಕ್ಕೆ ಕಾರಣ ಆಯಿತು. ತಕ್ಷಣ ಅವ್ರು ಏನು ಮಾಡಿದರು ಪಾಪ, ಆ ಹೆರಿಗೆ ಹಾಗೆ ಇವತ್ತು ನೋಡ್ತಾರೆ. ಆಶ್ಚರ್ಯನೇ ಆಶ್ಚರ್ಯ, ಯೋಗಿ ವಾಗೀಶತೀರ್ಥರಿಗೆ ಒಳ್ಳೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇತ್ತು, ದೇವರ ಸಂಕಲ್ಪದ ಮೇಲೆ ಪೂರ್ಣ ಎಚ್ಚರಿಕೆ ಇತ್ತು. ಈಗ ಹಾಗೆ ಆಗುತ್ತೆ ಅಂತ ಯೋಚನೆ ಮಾಡೇ ಬಿಟ್ಟಿದ್ರು, ಆಗ ನಿಶ್ಚಿಂತೆಯಾಗಿದ್ರು. ಅಷ್ಟು ಎಷ್ಟು ವ್ಯವಸ್ಥೆ ಮಾಡಿದ್ರು ಗೊತ್ತೇನು, ಮನೆಯವರು ಮಾಡಿಲ್ಲ, ಅವ್ರು ವ್ಯವಸ್ಥೆ ಮಾಡಿದ್ರಂತ. ಆಗಲೇ ಒಂದು ಸ್ತ್ರೀಯರ ಗುಂಪು ಅವ ಯೋಗಕ್ಷೇಮ ನೋಡ್ಕೊಳ್ಳೋದಕ್ಕೆ ಹೊರಗಡೆಗೆ. ಆ ರೀತಿ ಹೆರಿಗೆ ಆದಾಗ ಎಷ್ಟು ಕಷ್ಟ ಆಗುತ್ತೆ ಅವರಿಗೆ ಅಂಥೇಳಿ ಒಂದು ಗುಂಪು ಕಾಯ್ತಾ ಇತ್ತಂತಾಗಲೇ. ಇವತ್ತು ನಾವು ಅವ್ರ ಮನೆಗೆ ಹೋದರೆ ಹೂವಿನ ಕೆರೆಗೆ ಕಾಣಿಸುತ್ತೆ, ಅವ್ರು ಅವತಾರ ಮಾಡಿದ ಜಾಗದಲ್ಲಿ ದೇವಸ್ಥಾನ ಮಾಡಿದ್ದಾರೆ, ಅದರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅವತಾರದ ಜಾಗ ಒಳ್ಳೆ ಪ್ರೊಟೆಕ್ಟ್ ಮಾಡಿದ್ದಾರೆ. ತುಂಬ ಹತ್ರ ಹೀಗೆ ಕಾಣಿಸುತ್ತೆ ಅಷ್ಟೇ. ಮನೇಲಿ ನಿಂತ್ಕೊಂಡ್ರೆ ಗೋವು ನಿಂತ ಜಾಗ, ಗೋವು ನಿಂತ ಜಾಗ ಹೋಗುತ್ತೆ, ಸರಿಗೆ ಡೆಲಿವರಿ ಆಯಿತು. ಅಲ್ಲಿಗೆ ಆಲೆ ಜನ ನಿಲ್ಲಿಸಿಬಿಟ್ಟಿದ್ದರಂತೆ. ಇವರು ಹೆರಿಗೆ ಎಲ್ಲ ಮಾಡಿಸಿದ್ದಾರೆ. ಬಹಳ ಮುಖ್ಯವಾಗಿ ಏನು ಮಾಡಿಸಿತ್ತು ಅಂದರೆ ಬಂಗಾರದ ಹರಿವಾಣದಲ್ಲಿ ಚಿನ್ನದ ಹರಿವಾಣದಲ್ಲಿ ಜನನ ಆಯಿತು, ಭೂಮಿಗೆ ಸ್ಪರ್ಶವಾಗಬಾರದು ಆ ರೀತಿ ಡೆಲಿವರಿ ಮಾಡಿಸಿದ್ದಾರೆ. ಎಷ್ಟು ಬಹುಶಃ ತಂದೆ ತಾಯಿ ಎಷ್ಟು ಎಚ್ಚರಿಕೆ ತಗೊಳ್ಳೋದಿಲ್ಲ, ವಾಗೀಶತೀರ್ಥರಿಗೆ ಅಷ್ಟು ಪ್ರೀತಿ ಅವರ ಮೇಲೆ. ಯಾತಕ್ಕೆ ಅಂದರೆ ಆ ರೀತಿ ಬೆಳೆದರೆ ಮಕ್ಕಳು ಉನ್ನತ ರೀತಿಯಲ್ಲಿ ಬೆಳೀತಾರೆ. ನಮ್ಮ ಮಕ್ಕಳನ್ನು ಪಡೆಯೋದು ಗೊತ್ತಿರ್ತದೆ, ಮಕ್ಕಳನ್ನ ಬೆಳೆಸೋದು ನಮಗೆ ಗೊತ್ತಿರೋದಿಲ್ಲ. ಅದನ್ನು ತೋರಿಸಿ ಯತಿಗಳು ಪೀಠಾಧೀಶರು ಅಂಥವ್ರು ಬಾಲಸನ್ಯಾಸಿಗಳು, ಮತ್ತು ವಾಗೀಶತೀರ್ಥ ಉಡುಪಿ ಸ್ವಾಮಿಗಳೇ ಬಾಲಸನ್ಯಾಸಿಗಳೇ. ಅವರು ಎಷ್ಟು ಕೇರ್ ತೊಗೊಂಡಿದ್ದಾರೆ ಅಂದರೆ ಭೂಸ್ಪರ್ಶವಾಗದಂತೆ ಮಗು ಹುಟ್ಟಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ನಾವು ಪ್ಲಾನ್ ಮಾಡ್ತೇವೆ. ಇಲ್ಲ ಅಂತೇನಲ್ಲ, ಯಾವ ಕಾನ್ವೆಂಟಿಗೆ ಸೇರಿಸ್ಬೇಕು ಏನು ಮಾಡಿ ಆ ಥರ ಪ್ಲಾನ್ ಮಾಡಿರ್ತೇವೆ ನಾವು. ಈ ಥರ ಸ್ಪಿರಿಚುಯಲ್ಲಿ ಬೆಳೆಸೋದನ್ನು ಯೋಚನೆ ಮಾಡಿರೋದಿಲ್ಲ. ಭೂಮಿ ಸ್ಪರ್ಶ ಆಗಬಾರ್ದು, ಇದು ನಮಗೆ ಅರ್ಥ ಆಗೋದಿಲ್ಲ. ಶಾಸ್ತ್ರ ಹೇಳುತ್ತದೆ ಭೂಸ್ಪರ್ಶವಾದಾಗ ಮನುಷ್ಯನ ಬುದ್ಧಿ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅಫೆಕ್ಟ್ ಆಗ ಭೂಮಿಗೆ ಬಿಡುತ್ತಿರಲಿಕ್ಕೆ ನಮಗೆ ಜಿ ಅಂತ ಕರೀತಾರೆ, ಗ್ರಾವಿಟೇಷನ್ ಫೋರ್ಸ್ ಅಂತ ಕರೆ ಎಳೆದು ಬಿಡುತ್ತೆ ಅಂತೇಳಿ ಭೂಮಿ ಅಭಿಮಾನ ಬೆಳೆಸಿಬಿಡುತ್ತೆ ಅಂತ ಹೇಳ್ತಾರೆ. ಅಭಿಮಾನ ಬೆಳೆಸಿದ ತಕ್ಷಣ ಅವರಿಗೆ ಅಹಂಕಾರ ಮಮಕಾರ ಶುರುವಾಗಿಬಿಡುತ್ತೆ. ಅದು ಮುಟ್ಟದಂತೆ ನಾವು ಇನ್ಸುಲೇಷನ್ ಮಾಡ್ತೇವಲ್ಲ, ಆ ಥರ ಡೈರೆಕ್ಟ್ ವೈರ್ ಮುಟ್ಟರೆ ಗತಿ ಏನಾಗುತ್ತೆ? ಮೇಲೆ ಇನ್ಸುಲೇಷನ್ ಮಾಡಿದ ತಕ್ಷಣ ಆರಾಮಾಗಿರ್ಬೋದು. ಅದಕ್ಕೆ ಅವರು ಗೋಲ್ಡ್ ಉಪಯೋಗಿಸ್ತಾರೆ, ಚಿನ್ನದ ಹರಿವಾಣದಲ್ಲಿ ಮಗು ಹುಟ್ಟಬೇಕು. ಹುಟ್ಟಿದ್ದೆಲ್ಲ ನೋಡ್ತಾರೆ, ಎಲ್ಲರೂ ಏನೋ ಅನಿರೀಕ್ಷಿತ, ತುಂಬ ಆತಂಕ, ಅಯ್ಯೋ ಏನೇನೋ ಮಾಡ್ಕೊಂಡಿದ್ದೆ ಹೋಯ್ತಲ್ಲ ಅಂದ್ಕೊಂಡು ಮನೆಗೆ ಅರ್ಥ ಆಯ್ತು. ಅವರಿಗೆ ಸಮಾಧಾನ ಮಾಡಿಕೊಂಡು ಇಷ್ಟು ಪ್ರಯತ್ನ ಪಟ್ಟರು ಕೂಡ ಮನೆಯ ಒಳಗೆ ಮಗು ಹುಟ್ಟಲಿಲ್ಲ ಅಂದಮೇಲೆ ಇದು ಖಂಡಿತವಾಗಿ ಇದು ಮನೆಗೆ ಸೇರೋ ಮಗು ಅಲ್ಲ, ಮಠಕ್ಕೆ ಸೇರೋ ಮಗು ಅಂತ ಅರ್ಥ ಆಯ್ತು. ಹಿಡ್ಕೊಂಡು ಬರೀ ಮಠಕ್ಕಾದ ಜಗತ್ತಿಗೆ ಸೇರ್ತಕ್ಕಂಥ ಮಗು ಅದು, ಒಂದು ಮನೇಲಿ ಹಿಡ್ದಕ್ಕಾಗೋದಿಲ್ಲ. ಅದನ್ನೆಲ್ಲ ಕೂಡ ಸೂರ್ಯನ ನಮ್ಮನೆ ಒಳಗಿರಲಿ ಅಂತ ಅಂದ್ಕೊಂಡು ಗತಿ ಏನಾಗುತ್ತೆ? ನಮ್ಗತಿಯೇನಾಗುತ್ತೆ? ಸೂರ್ಯ ಒಳಗಿದ್ದರೆ ಯೋಚನೆ ಮಾಡಿ, ಎಷ್ಟು ಹೀಟ್ ಇರುತ್ತೆ ಯೋಚನೆ ಮಾಡಬೇಕು. ಸೂರ್ಯ ಜಗತ್ತನ್ನೇ ಬೆಳಗ್ತಕ್ಕಂಥ ಸೂರ್ಯನನ್ನು ಒಂದು ಕಡೆ ಮುಚ್ಚಿಡ್ಲಕ್ಕಾಗೋದಿಲ್ಲ. ಅಂಥ ಮಹಾನುಭಾವರಾದ ವಾದಿರಾಜ ಸ್ವಾಮಿಗಳನ್ನು ಮುಚ್ಚಿಡ್ಲಕ್ಕೆ ಸಾಧ್ಯ ಇಲ್ಲ, ಮುಚ್ಚಿಡೋದಕ್ಕಾಗೋದಿಲ್ಲ. ಅವ್ರಿಗೆ ಅರ್ಥ ಆಗಿಬಿಟ್ಟು ಆಗಿ ಒಪ್ಕೊಂಡ್ಬಿಟ್ರೆ ಮನೆಯ ಹೊರಗೆ ಹುಟ್ಟಿದ್ರಿಂದ ಹುಟ್ಟುತ್ತಾನೆ ಮನೆ ಒಂದು ಹೊರಗೆ ಹುಟ್ಟಿದ್ರು, ಹುಟ್ಟುತ್ತಲೇ ಸನ್ಯಾಸಿಗಳು ಅಂತ ಅರ್ಥ. ಮನೆಯಿಂದ ಹೊರಗಿರೋದು ಅಂದ್ರೆ ಸನ್ಯಾಸಿಗಳು ಅಂತಾರೆ. ಇವತ್ತು ಸನ್ಯಾಸಿ ಮನೆಯೊಳಗೆ ಇರ್ತಾರೆ ಗೊತ್ತಾಗಲ್ಲ ನಮಗೆ ಅದು, ಅಥವಾ ಮಠನೇ ಮನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅನ್ನೋ ಒಂದು ಡೇಂಜರ್ ಇರ್ತದೆ. ಹಾಗಿರಬಾರ್ದು. ಮನೆಯಿಂದ ಹೊರಗಿರಬೇಕು ಅಂದರೆ ಮನೆ ಕಾಂಟ್ಯಾಕ್ಟ್ ಪೂರ್ತಿ ಕಳ್ಕೊಂಡ್ಬಿಡ್ಬೇಕು. ಸೊ ಬಾರನ್ ಸನ್ಯಾಸಿ ವಾದಿರಾಜ ಅವಳು ಬಾರನ್ ಗ್ರೇಟ್ ಅಂತೀವಲ್ಲ, ಬಾರನ್ ಸನ್ಯಾಸಿಗಳು. ಮೋಹ ಏನು ಅಹಂಕಾರ ಮಮಕಾರ ಅಷ್ಟು ಬಿಟ್ಟ ಮಹಾನುಭಾವ. ಮುಂದೆ ಎಲ್ಲ ಅವ್ರು ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ. ವಾಗಿಸ್ತೀರ್ತರು ಅಂದರೆ ಕುಡಿದ ಕಾಲು ಕಳಿಸಿದ್ದಾರೆ, ದೇವರು ಅಭಿಷೇಕ ಮಾಡಿದ ಹಾಲು. ನಮ್ಮ ವಿಟಮಿನ್ಗಳ ಬಗ್ಗೆ ಗೊತ್ತಿದೆ, ಪ್ಯೂರಿಟಿ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾವ್ದ್ರಲ್ಲಿ ಯಾವ ವಿಟಮಿನ್ ಇರುತ್ತೆ ಅಂತೇಳಿ ಎಲ್ಲಿವರೆಗೂ ಹೋಗ್ತಾರೆ ಗೊತ್ತಾ? ಆ ಏನೇನೋ ಎಣ್ಣೆಗಳು ಕುಡಿಸಿಬಿಡ್ತಾರೆ, ನಾನ್ ವೆಜ್ ಎಲ್ಲ ಕುಡಿಸಿಬಿಡ್ತಾರೆ ಮಕ್ಕಳಿಗೆ, ಒಳ್ಳೆ ದೇಹ ಬೆಳಿಬೇಕು ಅಂತೇಳಿ. ಎಷ್ಟು ಮೂರ್ಖರು. ಸ್ಪಿರಿಚುಯಾಲಿಟಿ ಸ್ಪಿರಿಚುಯಲಿ ಗ್ರೇಟ್ ಆಗಬೇಕು ನಮಗೆ. ಈ ಒಂದು ಮೆಕ್ಯಾನಿಕಲ್ ಮೈಟು, ಫಿಸಿಕಲ್ ಮೈಟ್ ಇಸ್ ನೋ ಮೈಟ್ ಅಟ್ ಆಲ್. ಅದು ಬರುತ್ತೆ ಹೋಗ್ಬಿಡುತ್ತೆ. ಸ್ಪಿರಿಚುಯಲ್ ಸ್ಟ್ರೆಂತ್ ಬರಬೇಕು. ಅದಕ್ಕೆ ದೇವರಿಗೆ ಸಮರ್ಪಣೆ ಮಾಡದೆ ಹೋದರೆ ಬರೋದಿಲ್ಲ. ದೇವರಿಗೆ ಮೊದಲೇ ಹಾಲು. ಇವತ್ತಿನ ಸಮಸ್ಯೆ ಒಳ್ಳೆ ಗೋವಿನ ಹಾಲೇ ಸಿಗೋದಿಲ್ಲ ಫಸ್ಟ್. ಅದು ದೇಸಿ ಗೋವಿನ ಸಿಗೋದು ಭಾರಿ ಕಷ್ಟ. ಎಲ್ಲ ಹೈಬ್ರಿಡ್ ಸಿಕ್ಕಿಬಿಡುತ್ತೆ, ಅಲ್ಲಿಂದ ಶುರುವಾಗುತ್ತೆ ನಮ್ಮ ಪತನ. ಒಳ್ಳೆ ಹಾಲು ಸಿಗೋದಿಲ್ಲ, ಸಿಕ್ಕರೆ ದೇವ್ರ ನೈವೇದ್ಯ ಆಗೋದಿಲ್ಲ, ಅಭಿಷೇಕ ಆಗೋದಿಲ್ಲ. ಅದು ಬರೀ ಲ್ಯಾಬ್ಸ್ ಮೇಲೆ ಲ್ಯಾಬ್ಸ್ ಆಗುತ್ತೆ. ಅದಕ್ಕಿಂತದ್ದು ಆಚಾರ್ಯ ಕಲಾರ್ಚಿತವಾದ ದೇವರಿಗೆ ಅಭಿಷೇಕ ಮಾಡಿ ತರೋದು ಅಂದರೆ ಅಮೃತಕ್ಕಿಂತ ಒಂದು ಹೆಜ್ಜೆ ಮೇಲು ಅಂತ. ದೇವಲೋಕದ ಅಮೃತಕ್ಕಿಂತ ಬೆಟರ್ ಅದು. ನಮ್ಮ ಮನೆಯಲ್ಲೇ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಮಕ್ಕಳಿಗೆ ನಾವು ಹಾಲು ಕುಡಿಸಿಬಿಟ್ರೆ ಅದು ಅಮೃತ ಇದ್ದಾಗಲೇ. ಸಾಲಿಗ್ರಾಮಕ್ಕೆ ಸ್ಪರ್ಶವಾಯಿತು ಅಂದರೆ ಅದ್ರ ಬೆಲೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶ್ರೇಷ್ಠವಾದದ್ದು. ಇದೆಲ್ಲ ನಮ್ಗೆ ಅರ್ಥ ಇದೆ. ಏನು ಕಷ್ಟ ಇದೆ? ಏನು ಕಷ್ಟ ಇಲ್ಲ. ಒಂದು ಸಾಲಿಗ್ರಾಮ ಎಷ್ಟಾಗುತ್ತೆ ಬಾ ನಿಮಗೆ? ಅಭಿಷೇಕಕ್ಕೆ ಏನು ಕಷ್ಟ ಇದೆ? ಅಭಿಷೇಕ ಫಾಸ್ಟಾಗಿ ಬೇಕಾದ್ರೂ ಮಾಡ್ಬೋದು. ಮಾಡಿದ್ರೆ ಕೊಟ್ಟುಬಿಡಿ, ಏನು ಕ್ವಾಲಿಟಿ ಬರುತ್ತೆ ಲೆಕ್ಕ ಹಾಕಿ. ಅದು ಚೆನ್ನಾಗಿ ಕಾಯಿಸ್ಕೊಂಡು ಉರಿಸಿಕೊಂಡು ಚಕ್ಕರೆ ಹಾಕಿ ಕುಡಿಯೋದೆಲ್ಲ ಗೊತ್ತು. ಪೇಷನ್ಸ್ ಇರುತ್ತೆ ಫುಲ್ ನಮಗೆ. ಅಭಿಷೇಕಕ್ಕೆ ಮಾತ್ರ ಪೇಷನ್ಸ್ ಇರೋದಿಲ್ಲ ಅಷ್ಟೇ, ಬೇರೆ ಅದಕ್ಕೆಲ್ಲ ಪೇಷನ್ಸ್ ಇರುತ್ತಲ್ಲ. ಯಾಕೆ ಇರೋದಿಲ್ಲ ಅಂದರೆ ಗೊತ್ತಿಲ್ಲ ನನಗೆ. ಗೊತ್ತಾದರೆ ಇದನ್ನೆಲ್ಲ ಮಾಡಲಿಕ್ಕೆ ಬರುತ್ತೆ. ದೊಡ್ಡವರ ಕಥೆನ ಬರೀ ಕೇಳೋದಕ್ಕಲ್ಲ, ಕೇಳಿ ಅದರಂತ ನಡೆಯೋದಕ್ಕೆ ಉಪಯೋಗಿಸ್ಬೇಕು ನಾವು. ಇವತ್ತು ನಮಗಂತೂ ಆಗಿದೆ, ನಮ್ಗೆ ಆಗಿಲ್ಲ ಬಿಟ್ಟುಬಿಟ್ಟು. ಮಕ್ಕಳಿಗೆ ಹಾಗಾಗಬಾರದು. ವ್ಯವಸ್ಥಿತವಾಗಿ ಅವ್ರು ಬೆಳಿಬೇಕು ಅಂತ ಸಂಕಲ್ಪ ಮಾಡಿದರೆ ಕಷ್ಟ ಇದೆ. ಏನು ಕಷ್ಟ ಇದೆ? ಏನೂ ಕಷ್ಟ ಇಲ್ಲ. ಇವ್ರ ಕಥೆ ಕೇಳಿದ ಮೇಲೆ ಮನುಷ್ಯ ಪ್ರತಿಯೊಬ್ಬರು ಕೂಡ ದೇವರ ಅಭಿಷೇಕ ಮಾಡಿದ ಹಾಲಿನಿಂದ ಮಕ್ಕಳನ್ನು ಬೆಳೆಸಬೇಕು, ನೈವೇದ್ಯ ಮಾಡಿದ ಪದಾರ್ಥ ಕೊಟ್ಟು ಅವ್ರನ್ನ ಬೆಳೆಸ್ಬೇಕು. ಆಗ ನೋಡಿ ಹೇಗಾಗ್ತಾರೆ. ವಾದಿರಾಜ ಸ್ವಾಮಿ ಸಾಲಿಡ್ ಎಕ್ಸಾಂಪಲ್ ಅದು. ವಾದಿರಾಜ ಸ್ವಾಮಿ ಬಾರ್ ಅನ್ ಗ್ರೇಟ್ ಬಿಟ್ಟುಬಿಡಿ, ಜೊತೆಗೆ ಇವೆಲ್ಲ ಎನ್ನೋನು ಸೇರಿಸುತ್ತೆ. ಇವತ್ತು ಒಳ್ಳೆ ಬೀಜ ಇರಬಹುದು ನಿಜ, ಅದಕ್ಕೆ ಒಳ್ಳೆ ಗೊಬ್ಬರ ಹಾಕ್ತೇ ಹೋದರೆ ಚೆನ್ನಾಗಿ ಬೆಳೆಯೋದಿಲ್ಲ. ಆ ರೀತಿಯಾಗಿ ಎನ್ವಿರಾನ್ಮೆಂಟ್ಗೆ ಒಂದು ಮಹತ್ವ ಇದೆ. ಆದ್ದರಿಂದ ವಾದಿರಾಜ ಸ್ವಾಮಿಗಳ ಕಥೆಯಲ್ಲಿ ಇಡೀ ಸಮಾಜಕ್ಕೆ ಒಂದು ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಉಪದೇಶದ ಚಿಹ್ನೆ ಇದೆ. ಅದು ಮುಗೀತು. ನಿಧಾನವಾಗಿ ಬೆಳೀತಾವೆ. ನಿತ್ಯ ಹೇಳಿದ್ರೆ ಮಠದಿಂದನೇ ಕಳಿಸ್ತೇವೆ, ನೀವು ಕೊಡಿಸ್ಬಾರ್ದು ಅಂತ ಒಪ್ಕೊಂಡು ಮುಂದೆ ನಾಮಕರಣ ಆಯಿತು. ಭೂವರಾಹ ಅಂತ ನಾಮಕರಣ ಮಾಡಿತು. ಸೋದೆ ಮಠದ ಗುರುಗಳು ವಾಗೀಶತೀರ್ಥರು, ದೇವರು ಭೂವರಾಹ ದೇವರು, ಆಚಾರ್ಯರು ಕೊಟ್ಟಂತಹ ಭೂವರಾಹ ದೇವರು. ದೇವರ ಹೆಸರೇ ಇಟ್ಟರು, ಭೂವರಾಹ ಅಂತ ನಾಮಕರಣ ಮಾಡಿದ್ರು. ಪೀಠಾಧೀಶರಿಗೆ ಅನುಗ್ರಹಕ್ಕೆ ಪಾತ್ರವಾಯಿತು. ಪೀಠದ ದೇವರ ಹೆಸರೇ ಬಂತದೆ, ಭೂವರಾಹ ಅಂತ ಹೆಸರಿಟ್ಟು ಬೆಳೆಸ್ತಾ ಇದ್ದಾರೆ. ಹೇಳಿದರು ಅವರು, ನಮಗೆ ತಲುಪಿ ಆಯ್ತಿದ್ದು ಒಂದು ನಾಲ್ಕು ದಿವಸ ನಿಮ್ಮಲ್ಲಿರಲಿ ಅಷ್ಟೇ. ಚಿಕ್ಕ ಮಗು ಇದು ಉಪನಯನ ಆಗೋವರೆಗೂ ಕೂಡ ಯಾವ ವೇದ ಮಂತ್ರ ಹೇಳ್ಕೊಡೋಂಗಿಲ್ಲ, ಅದರಿಂದ ಅಲ್ಲಿವರೆಗೂ ಇರಲಿ ನೀವು, ಆಮೇಲೆ ಮಠಕ್ಕೆ ಕಳಿಸಿ ಅಂತ ಹೇಳಿದರು. ಆಯಿತು, ಒಂದು 5 ವರ್ಷ ಹಿಂದಿನ ಕಾಲಕ್ಕೆ ಇವತ್ತು ಉಪನಯನ ಮಾಡೋದಂತ ಕೇಳಿ ಸುಖವಾಗಿ 20-40 ದೊಡ್ಡ ದಾಟಿಬಿಡ್ಬೋದು, ಅಥವಾ ಕ್ಯಾನ್ಸಲೇ ಮಾಡ್ಬೋದು ಬೇಕಾದ್ರೆ. ಅಂಥ ದಿನಗಳು ಸಿಗ್ತಾರೆ ಬಿಡಿ, ಬನ್ನೆಡೆ ಇರ್ಬಿಡು ಅಂತ ತಿಳ್ಕೊಂಡು ಹಾಗಾಗಿಲ್ಲ. 5 ವರ್ಷ ಮಾಡಲೇಬೇಕಾ? 8 ವರ್ಷಕ್ಕಂತೂ ಕ್ರಾಸ್ ಮಾಡೋಂಗಿಲ್ಲ. ಮತ್ತು ವಿಶೇಷ ಪ್ರತಿಭಾವಂತರಿಗೆ 5ನೇ ವರ್ಷಕ್ಕೆ ಮಾಡಿಬಿಡ್ಬೇಕು. ಹಿಂದೆಲ್ಲ ಜಂಪ್ ಮಾಡಿಸ್ದು 1ನೇ ಕ್ಲಾಸು 3ನೇ ಕ್ಲಾಸು 5ನೇ ಕ್ಲಾಸ್ ಜಂಪ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಆ ಥರ ಬುದ್ಧಿವಂತರಾಗಿದ್ದರು. ಅದಕ್ಕೆ ಆದಷ್ಟು ಬೇಗ ಮಾಡಿಸಿದಷ್ಟು ಒಳ್ಳೆ ಸಿದ್ಧಿ ಬರುತ್ತೆ, ಬ್ರಹ್ಮವರ್ಚಸ್ಸು ಬರುತ್ತೆ. ಬೇಗ ಉಪನಯನ ಮಾಡಿದಷ್ಟು ಕೂಡ ಅದು 5 ವರ್ಷಕ್ಕೆ ಮಾಡಬೇಕು. ಚೌಲ ಎಲ್ಲ ಮನೆಯಲ್ಲಿ ಮಾಡಿ ಆಗಿತ್ತು. ಆಮೇಲೆ ಉಪನಯನದ ಕಾಲ ಬಂತು, ಹೇಳಿದ್ರು ಮಠದಲ್ಲಿ ಉಪನಯನ ಮಾಡಿ ಅಂತ ಹೇಳಿ. ತಕ್ಷಣ ಅವರು ಹೋದರು. ಉಪನಯನ ಮಾಡಿ ಅಂದರೆ ಇಲ್ಲೇ ಬಿಟ್ಟು ಹೋಗಿ ಅಂತ ಅರ್ಥ. ಗುರುಕುಲಕ್ಕೆ ಸೇರಿಸೋ ಅಡ್ಮಿಷನ್ ಅದು. ಉಪನಯನ ಅಂದರೆ ಗುರುಕುಲಕ್ಕೆ ಅಧ್ಯಾತ್ಮದ ಶಾಲೆಗೆ ಅಡ್ಮಿಟ್ ಮಾಡೋದು ಅಂತ ಅರ್ಥ. ಇವತ್ತು ಉಪನಯನದ ಅರ್ಥ ನಮಗೆ ಗೊತ್ತಿಲ್ಲ. ಉಪನಯನ ಮನೆಗೆ ಇರ್ತಾನೆ, ಉಪನಯನ ಏನಿಲ್ಲ, ಅದೆಂತ ಉಪನಯನ ಅದು. ಗುರುಕುಲಕ್ಕೆ ಕಳಿಸ್ಬೇಕು ಅಂತ ಅರ್ಥ. ಅವತ್ತಿನಿಂದ ಅವನು ಓದು ಪ್ರಾರಂಭವಾಗುತ್ತೆ. ಗಾಯತ್ರಿ ಮಂತ್ರದಿಂದ ವೇದಾಭ್ಯಾಸ ಪ್ರಾರಂಭ ಆಗಿದೆ. ಅವನು 12 ವರ್ಷ ವಾಪಸ್ ಮನೆಗೆ ಬರಹಾಗಿಲ್ಲ. ಅದು ಗುರುಕುಲ ವಾಸದ ಅರ್ಥ. ಅದು ಕರೆಕ್ಟ್ ಉಪನಯನ ಅಂದರೆ ಅದು. ಯಾವಾಗ ಉಪನಯನ ಮಾಡಿ ಅಂದರೂ ಇವ್ರಿಗೆ ಗೊತ್ತಾಯ್ತು, ಇನ್ನೇನು ಮಾಡಾಗಿಲ್ಲ, ಮಗನ ಬಿಡಬೇಕಾಗತ್ತೆ ಅಂತ ಹೋದರು. ಒಪ್ಪಿಸಿದ್ರು ಪಾಪ. ಅಲ್ಲಿ ಹೆಸರಿಟ್ಟು ಮುಂದೆ ಉಪನಯನ ನಡೀತು. ಇವರು ನೋಡಿದರು, ಅವ್ರು ಹೇಳಿದರು, ಇವ್ರ ದುಃಖ ಅರ್ಥ ಆಯಿತು. ಅವ್ರು ಹೇಳಿದ್ರಂತ ಯೋಚನೆ ಮಾಡಬೇಡಿ, ನಿಮಗೆ ಇನ್ನೊಬ್ಬ ಮಗ ಹುಟ್ಟುತ್ತಾನೆ ಅಂತೇಳಿ. ಅವರಿಗೆ ಒಂದು ಸಮಾಧಾನದ ಮಾತು ಸಿಗಿ, ಇನ್ನೊಬ್ಬ ಮಗ ಹುಟ್ಟುತ್ತಾನೆ ನಿಮಗೆ. ಆದ್ದರಿಂದ ನೀವೇನು ಯೋಚನೆ ಮಾಡೋ ಕಾರಣ ಇಲ್ಲ, ಮಗನ ಕಳ್ಕೊಂಡಿದ್ದೇವೆ ಅಂತ ಹೇಳಿ ಅನ್ಕೋಬೇಕಾಗಿಲ್ಲ ಅಂತ ಹೇಳಿ ತಕ್ಷಣ ಖುಷಿಯಾಯಿತು. ಮುಂದೆ ಹಾಗೇನೆ ಆಯಿತು, ಇನ್ನೊಬ್ಬ ಮಗ ಹುಟ್ಟಿದ್ರು ಅವರಿಗೆ. ಆದರೆ ಮುಂದೆ ಆಶ್ಚರ್ಯ, ಅವರು ಯತಿಗಳಾಗಿಬಿಟ್ಟು, ಆ ಮಗನೂ ಯತಿಗಳಾಗಿ ಹೋಯಿತು. ಸುರೋತ್ತಮ ತೀರ್ಥರು ಅಂತ ನಾಮಕರಣವಾಗಿ ಭಂಡಾರಕೇರಿ ಮಠಕ್ಕೆ ಅವರು ಸ್ವಾಮಿಗಳಾದರು. ವಾದಿರಾಜ ಸ್ವಾಮಿಗಳ ತಮ್ಮಂದಿರು ಸುರೋತ್ತಮ ತೀರ್ಥರು ಅಂತ ಪ್ರಸಿದ್ಧ ಅಣ್ಣನಿಂದಲೇ ವಿಶೇಷವಾದ ರೀತಿಯಲ್ಲಿ ಶಿಕ್ಷಣವನ್ನು ಪಡೆದು ಆ ಮಠಕ್ಕೆ ಅಧಿಪತಿಗಳಾಗಿ ಭಂಡಾರಿಕೆರೆ ಮಠದಲ್ಲಿದ್ದು ಇವತ್ತು ಭಂಡಾರಿಕೆರೆಯಲ್ಲೇ ಅವರು ವೃಂದಾವನ ಇರೋದು ಕೂಡ. ಭಂಡಾರಿಕೆರೆ ಅಂತಿದೆ ಉಡುಪಿ ಹತ್ರ, ಭಂಡಾರಿಕೆರೆ ಅಂತಿದೆ ಬಾರ್ಕೂರು ಹತ್ರ, ಬ್ರಹ್ಮಾವರದಿಂದ ಬಾರ್ಕೂರು, ಅಲ್ಲಿಂದ ನೀವು ಹೋದರೆ ಭಂಡಾರಿಗೆ ಸಿಕ್ತದೆ. ಅಲ್ಲಿ ಮೂಲ ವೃಂದಾವನ ಅಲ್ಲೇ ಇರೋದು. ಅಂತೂ ಅವರು ಇಬ್ಬರು ಮಕ್ಕಳು ಸನ್ಯಾಸಿಗಳಾಗಿದ್ದು ವಿಶೇಷ ಆಯಿತು. ಆಚಾರ್ಯರಿಗೆ ಹಾಗೆ ಆಯಿತು, ಬದ್ದೇಗೌಡ ಭಟ್ಟರಿಂದ ಹುಟ್ಟಿದರು, ಆಚಾರ್ಯರು ಅವತಾರ ಮಾಡಿದರು. ಅವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು, ತಮ್ಮ ವಿಷ್ಣು ತೀರ್ಥರು, ಅಣ್ಣ ತಮ್ಮ ಹಾಗೆ ಇಬ್ಬರು ಕೂಡ ಹಾಗೆ ಆದರು. ಅವರು ಕೂಡ ಮೊದಲನೇ ಮಗು ಬಿಟ್ಟು ಹೋಗ್ತಾರೆ, ಸಂಕಟಪಟ್ಟ ಎರಡನೇ ಮಗು ಹುಟ್ಟಿತು, ಅವರು ಯತಿಗಳಾಗಿದ್ದರು. ಇವರು ಸಿಮಿಲರ್ ಕೇಸ್ ಆಯಿತು. ಮುಂದೆ ಮಠದಲ್ಲಿ ಉಪನಯನ ಮಾತಿ ಬೆಳೀತಾ ಇದ್ದಾರೆ. 8 ವರ್ಷ ಅಟ್ಟತ್ತಿಗೆ ಪಾಠ ಎಲ್ಲ ಶುರುವಾಗಿ ಹೋಯಿತು. ಅವರಿಗೆ ಪಾಠ ಹೆಸರಿಗೆ ಅಷ್ಟೆ, ದೊಡ್ಡವರೆಲ್ಲ ಓದಿ ಗ್ರೇಟ್ ಆಗೋದಿಲ್ಲ ಅವರು. ಗ್ರೇಟ್ ಆಗಿ ಬಂದು ಜಗತ್ತಿಗೆ ತೋರಿಸ್ತಾರೆ ಅಷ್ಟೇ ಹೊರತು, ಓದಿ ಸಾಮಾನ್ಯವಾದ ಓದಿ ಯಾರು ಎಕ್ಸ್ಟ್ರಾಡಿನರಿ ವ್ಯತ್ಯಾಸ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಜನ್ಮಾಂತರ ಸುಕೃತ ಸಾಧನೆ ಎಲ್ಲ ಸೇರಿರಬೇಕು. ಇವರು ಬಹಳ ದೊಡ್ಡ ಯೋಗಿಗಳಾದ್ದರಿಂದ ಯಾವ ಅಸಾಧ್ಯ ಪ್ರತಿಭಾವಂತರು ನೋಡಿದರು, ಇಂಥ ಹುಡುಗನನ್ನು ನಾವು ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿ 8 ವರ್ಷಕ್ಕೇ ಸನ್ಯಾಸವನ್ನೇ ಕೊಟ್ಟುಬಿಟ್ರು. ಶ್ರೀ ವಾದಿರಾಜ ತೀರ್ಥ ಅಂತ ಹೆಸರಿಟ್ಟು 8 ವರ್ಷಕ್ಕೆ ಸನ್ಯಾಸ, ಅಷ್ಟು ಅರ್ಲಿ ಸನ್ಯಾಸ. 5 ವರ್ಷಕ್ಕೆ ಉಪನಯನ, 8 ವರ್ಷಕ್ಕೆ ಸನ್ಯಾಸ. ಆ ಸನ್ಯಾಸ ದಿವಸದಿಂದ ವಿಶೇಷವಾದಂಥ ಜವಾಬ್ದಾರಿ ಅದೆಲ್ಲ ನಡೆಯಲಿಕ್ಕೆ ಶುರುವಾಯಿತು. ಆಗಿನ ಕಾಲದಲ್ಲಿ ಇಂದು ಸನ್ಯಾಸಕ್ಕಿಂತ ಮುಂಚೆಯೇ ಅವರ ಜೀವನದಲ್ಲಿ ಪರಿಪೂರ್ಣತೆ ಕಾಣಲಿಕ್ಕೆ ಕೆಲವು ಪರೀಕ್ಷೆಗಳನ್ನು ಮಾಡಿದಂತೆ ವಾಗಿಸುತ್ತಿರ್ತಾರೆ. ಈ ಚಿಕ್ಕ ಮಕ್ಕಳಿಗೆಲ್ಲ ಇವತ್ತೆಲ್ಲ ಇವೆಲ್ಲ ಚಾಕ್ಲೇಟು ಬಿಸ್ಕೆಟ್ ಏನು ಕಾಲ ಇದೆ, ಹಿಂದೆಲ್ಲ ಈ ಗೋಡಂಬಿ ದ್ರಾಕ್ಷಿ ಉತ್ತತ್ತಿ ಅದು ಮಕ್ಕಳಿಗೆ ಕೊಟ್ಟರೆ ಭಾರಿ ಖುಷಿಯವರು. ಮಠದಲ್ಲಿರೋ ಹುಡುಗರಂತೂ ಸಾಮಾನ್ಯವಾಗಿ ಒಳ್ಳೆಯವರು ಇರುತ್ತೆ, ಎಲ್ಲ ಕಡೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಮಠದಲ್ಲಿ ಎಷ್ಟು ದೇವ್ರ ನೈವೇದ್ಯಕ್ಕೆ ತಿನ್ನೋರು ಸಿಗ್ತಾರೆ ಬೇಕಾಡಿಸಲ್ಲ. ಉದ್ದೇಶಪೂರ್ವಕ ಒಂದು ಸ್ವಾಗಿಸ್ತಿರ್ತಾರೆ. ಏನು ಮಾಡಿದ್ರಂತೆ, ಬೇಕಾಷ್ಟು ದ್ರಾಕ್ಷಿ ಗೋಡಂಬಿ ಕರಸಕ್ಕೆಲ್ಲ ಇಟ್ಟುಬಿಟ್ಟಿದ್ದಾರೆ. ಮಕ್ಕಳಿಗೆ ವಾದಿರಾಜ ಸ್ವಾಮಿ ಇನ್ನು ಸನ್ಯಾಸ ಆಗಿಲ್ಲ, ಇನ್ನು ಕೂತಿರ್ತಾರೆ. ಇವರೆಲ್ಲ ಹೋಗಿ ಅವ್ರು ಟೆಂಪ್ ಮಾಡಬೇಕು, ಎಲ್ಲ ದ್ರಾಕ್ಷಿ ಎಲ್ಲ ತಿನ್ನು ಹೋಗಿ ಅಂತ ಕಳಿಸಿದ್ರಂತೆ. ಅವ್ರೇನು ಮಾಡಿದ್ದಾರೆ, ಭೂವರಹ ತಿನ್ನೋಣ ಬಾ ಎಷ್ಟೊಂದಿದೆ, ಯಾರು ನೋಡ್ತಾ ಇಲ್ಲ ತಿನ್ನೋಣ ಬಾ ಅಂತ ಕರೆದ್ರು. ಅವ್ರು ಹೇಳ್ತಾ ಇಲ್ಲ ಇಲ್ಲ ದೇವ್ರ ನೈವೇದ್ಯವಾಗಿಲ್ಲ ತಿನ್ನೋದಿಲ್ಲ ನೋಡಿ, ಆ ಥರ ದೀಕ್ಷೆ ಬಂದಿದೆ. ಹಣ್ಣು ಮುದುಕರಾಗಿರ್ತಾರೆ, ಜ್ಞಾನ ಇರೋದಿಲ್ಲ, ಇವು ಚುಚ್ಚಾಬಿಟ್ಟು ಎರಡೋ ತಿಂತಿರ್ತಾರೆ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ಹಾಗೆಲ್ಲ ತಿನ್ನಬಾರದು ಅಂತ ಹೇಳಿದರೆ, ಆಗ ವಾಗಿಸ್ತಿರ್ತೀರ ಎಲ್ಲ ವಾಚ್ ಮಾಡ್ತಾ ಇದ್ದಾರೆ. ಓ ಭಾರಿ ಖುಷಿ ಆಯ್ತಾರೆ, ದೇವರ ನೈವೇದ್ಯ ಸೊತ್ತಲ್ಲ ದೇವಸ್ಥಾನ ಸೊತ್ತ ತಿಂದಾಕ್ಬಿಡ್ತಾರೆ, ಏನೇನೋ ತಿಂದಾಕ್ಬಿಡ್ತಾರೆ. ಎಷ್ಟೋ ಇವತ್ತು ದೇವಸ್ಥಾನದಲ್ಲಿ ಎಷ್ಟು ಅವ್ಯಾರ ರಾಜಕಾರಣದಲ್ಲಿ ನಡೆಯೋದೇ ಇಲ್ಲ. ನೈಸ ಮಾಡಿದ್ರೆ ನೈಸ್ಗಿಂತ ಅಪ್ಪ ವಕ್ರವಾಗಿ ಮಾಡ್ತಾರೆ, ಅಷ್ಟರ ಮಟ್ಟಿಗೆ ಭಯಾನಕವಾದ ವಾತಾವರಣ ಇರ್ತದೆ. ಭಗವಂತ ಗೀತೆಯಲ್ಲಿ ಇದರಲ್ಲಿ ಬರುತ್ತೆ, ಪುರಾಣಗಳು ಹೇಳ್ತಾರೆ ಎಷ್ಟು ಸೊತ್ತನ್ನು ಬೇಕಾದ್ರೂ ತಿಳಿಸ್ಕೊಡ್ಬಹುದು. ದೇವಸ್ವರ ಸೊತ್ತು ಬ್ರಾಹ್ಮಣರ ಸೊತ್ತನ್ನು ಎಷ್ಟು ಜನ್ಮಕ್ಕೂ ಕಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದರು. ಅಷ್ಟು ಭಯಾನಕವಾದ ಪಾಪ ಅವ್ರು ಹೇಳ್ತಾರೆ, ಹಾಗಾದ್ರೆ ತಿನ್ನಕ್ಕೆ ಬರೋದಿಲ್ಲ ಅಂತ ಹೇಳಿದ ಕಷ್ಟ ಆಯಿತು. ಅವರಿಗೆಲ್ಲ ಅರ್ಥ ಆಯಿತು, ಅವರು ಬಿಟ್ಟರು ವಾದಿಸ್ತಿರ್ತು, ತೀರ್ಮಾನ ಮಾಡಿದರೆ ಸನ್ಯಾಸ ಕೊಟ್ಟರು. ಎಷ್ಟು ಅರ್ಹತೆ ಇದೆ ಅದನ್ನು ನೋಡ್ತಾರೆ, ಸನ್ಯಾಸಕ್ಕೆ ಅರ್ಹತೆಯನ್ನು ಗಮನಿಸಬೇಕು. ಬೇರೆ ಯಾವ ಅರ್ಹತೆಯೂ ಅರ್ಹತೆ ಏನಲ್ಲ, ವೈರಾಗ್ಯ ಜ್ಞಾನ ಇಲ್ಲದೆ ಹೋದರೆ ಸನ್ಯಾಸಕ್ಕೆ ನೋ ಎಂಟ್ರಿ. ಅದನ್ನೆಲ್ಲ ತೋರಿಸಿಕೊಡ್ತಾರೆ. ಆ ಬೇಸಿಸ್ ಮೇಲೆ ಏನಾದರೂ ಸನ್ಯಾಸ ಅಸ್ತ್ರ ಕೂಡ ಅಭ್ಯಾಸ ಮಾಡಿಕೊಂಡ್ರೆ ಪರಿಶುದ್ಧ ಸನ್ಯಾಸಿಗಳು ಬರುತ್ತಾರೆ. ಅಷ್ಟು ಮುಗೀತು. ಮುಂದೆ ಒಂದು ಪಾಠ ಪ್ರವಚನ ಪ್ರಾರಂಭವಾಯಿತು. ವಿದ್ಯಾನಿಧಿ ತೀರ್ಥರು ಅಂತೂ ಒಬ್ಬರಿತು. ಅವರು ಮಠದಲ್ಲಿದ್ದು ಬಿಡಿ ಸನ್ಯಾಸಿಗಳು, ಸೋದೆ ಮಠದಲ್ಲಿ ಬಿಡಿ ಸನ್ಯಾಸಿಗಳಾಗಿದ್ದವರು. ಅವರ ಹತ್ರ ಪಾಠ ಪ್ರವಚನ ಆರಂಭ ಆಯಿತು. ಮೊದಲಿಗೆ ವಾಗಿಸ್ತಿರ್ತರು ಹೇಳಿಕೊಟ್ರು, ಅವರು ಹೇಳ್ಕೊಡ್ತಾ ಇದ್ರು. ಯಾಕೆಂದರೆ ಇವರು ತುಂಬ ಟೈಮ್ ಬೇಕು, ಇವತ್ತು ಪ್ರತಿಭಾವಂತರಿಗೆ ಹೇಳಬೇಕಾದ್ರೆ ಹೇಳೋರಿಗೆ ಭಾರಿ ಟೈಮ್ ಬೇಕಾಗ್ತದೆ. ವಾಗಿಸ್ತಿರ್ತರು ಪೀಠಾಧೀಶರು, ಬೇರೆ ಏನೇ ಕಾರ್ಯಕ್ರಮಗಳ ಮಧ್ಯೆ ಅವರಿಗೆ ಅಷ್ಟು ಟೈಮ್ ಸಿಗ್ತಿರಲಿಲ್ಲ. ಅದು ವಿದ್ಯಾನಿಧಿಗಳು ಇಬ್ಬರು ಗುರುಗಳಾದರು ಅವರಿಗೆ, ಅವರಿಬ್ಬರನ್ನೂ ವಾದಿರಾಜ ಸ್ವಾಮಿ ಉಲ್ಲೇಖ ಮಾಡ್ತಾರೆ, ಯುಕ್ತಿಮಲ್ಲಿಕಾದಲ್ಲಿ ಕೋಟ್ ಮಾಡ್ತಾರೆ, ವಿದ್ಯಾನಿಧಿ ಮುನೀನಪಿ ಅಂತ ಹೇಳ್ತಾರೆ. ಆದ್ದರಿಂದ ಅದು ಅಥೆಂಟಿಕ್. ವಾಗೀಶ ತೀರ್ಥರು ಗುರುಗಳು, ವಿದ್ಯಾನಿಧಿಗಳು ಗುರುಗಳು. ವಾಗೀಶ ತೀರ್ಥ ಮುನಿವರ್ಯ ಭವದ್ದಯಾಂಬು ಯೋಗೇನ ಪಾವಯ ಮನೋಗೃಹ ಮನ್ಮಹಮ್ಮೇ ನಾಗೇಂದ್ರ ತಲ್ಪ ಮಧಿರೋಪಯ ತತ್ಪದಾಬ್ಜ ರಾಗೇಣ ರಂಜಯ ಕಲಿಂಜಯ ತದ್ವಿಭಿಕ್ಷುಂ. ತೀರ್ಥ ಪ್ರಬಂಧದಲ್ಲಿ ವಾಗೀಶ ತೀರ್ಥರನ್ನು ಗುರುಗಳು ಅಂತ ಕೊಂಡಾಡ್ತಾರೆ. ಯುಕ್ತಿಮಲ್ಲಿಕಾದಲ್ಲಿ ಅವರ ಜೊತೆ ವಿದ್ಯಾನಿಧಿಗಳನ್ನು ಕೊಂಡಾಡ್ತಾರೆ. ಮುನೀಶ ವಾಗೀಶ ಸುತ ಸುರಮ್ಯಾಂ ಹರೇಹ್ ಕಥಾಂ ಶಂಸತಿ ವಾದಿರಾಜ. ರುಕ್ಮಿಣಿ ಶಿವಜಿಯಲ್ಲೂ ಗುರುಗಳ ಹೆಸರು ವಾಗೀಶ ತೀರ್ಥರ ಹೆಸರು ಹೇಳ್ತಾರೆ. ಈ ವಾಗೀಶ ತೀರ್ಥರಲ್ಲಿ ವಿದ್ಯಾನಿಧಿಗಳ ಅಧ್ಯಯನವಾಯಿತು. ಇನ್ನೂ ಆಗ ನಿಧಾನವಾಗಿ ಅವರ ಮಹಿಮೆ ಜಗತ್ತಿಗೆ ದಿನ ಬೆಳಗಾದರೂ ಹೊಸ ಹೊಸ ಮಹಿಮೆಗಳು, ಆ ತಪೋ ನಿಧಿಗಳು. ಆದ್ದರಿಂದ ಅಸಂಚಾರ ಎಲ್ಲ ಶುರುವಾಯಿತು. ಅನೇಕ ಅವರು ವಾದಿರಾಜ ಸ್ವಾಮಿ ದೊಡ್ಡ ಪುಸ್ತಕ ಆಗಬೇಕು, ಅಷ್ಟು ದೊಡ್ಡ ಮಹಿಮೆಗಳನ್ನು ತೋರಿಸ್ತಾರೆ. ಥ್ರೋ ಔಟ್ ಲೈಫ್ ಅವರು ದಿನ ಬೆಳಗಾದರೂ ಹೊಸ ಮಹಿಮೆಗಳ ಸರಮಾಲೆಯವರು. ಅವರ ಸಾಧನೆಗಳಲ್ಲಿ ಒಂದು ಇಡೀ ಭರತಖಂಡವನ್ನು ಸಂಚಾರ ಮಾಡಿತ್ತು. ಇವತ್ತು ಅಷ್ಟು ಕಷ್ಟ ಅಲ್ಲ, ನಮಗೆ ಅನುಕೂಲ ವಾಹನ ಅನುಕೂಲ ಇದೆ, ಪರಿಸರ ಅನುಕೂಲ ಎಲ್ಲ ಇದೆ. ಆಗಿನ ಕಾಲಕ್ಕೆ ಏನೇನೂ ಇರಲಿಲ್ಲ, ಬರೀ ಕಳ್ಳರು ರಾಜರುಗಳು ದುಷ್ಟರುಗಳು, ದಾರಿ ಇಲ್ಲ, ಬ್ರಿಡ್ಜಸ್ ಇಲ್ಲ, ನದಿ ಮಳೆಗಾಲದಲ್ಲಿ ಓಡಾಟವೇ ಇಲ್ಲ, ಮಳೆಗಾಲದಲ್ಲಿ ಓಡಾಟ ಸಾಧ್ಯ ಇರಲಿಲ್ಲ. ಕಾರಣ ಏನಂತ ಹೇಳಿದರೆ ಮಳೆಗಾಲ ಪೂರ್ತಿ ನದಿಗಳು ತುಂಬಿ ಹರಿತಾ ಇತ್ತು, ಬ್ರಿಡ್ಜಸ್ಸೇ ಇಲ್ಲ. ಬೇಸಿಗೆ ಕಾಲದಲ್ಲಿ ಉರಿ ಬಿಸಿಲು, ಓಡಾಡೋದು ಭಾರಿ ಕಷ್ಟ. ಚಳಿಗಾಲದಲ್ಲಿ ಸ್ವಲ್ಪ ದಿವಸ ಓಡಾಡಬಹುದು, ಅಷ್ಟು ಹೆಚ್ಚಿಲ್ಲ. ಮಿನಿಮಮ್ ಟೈಮ್ ಈಗ ಎಂಥ ದಿವಸ ಬೇಕಾದ್ರೂ ಓಡಾಡಬಹುದು ನಾವು, ಅಂತ ಅನುಕೂಲತೆ ಇರಲಿಲ್ಲ. ಅಂಥ ದಿವಸಗಳಲ್ಲಿ ಇಡೀ ಭರತಖಂಡ ಸಂಚಾರ ಮಾಡಿದರು ಅಂದರೆ ಅದೊಂದೇ ಭಾರಿ ದೊಡ್ಡ ಗ್ರೇಟ್ನೆಸ್. ತುಂಬ ಜನ ಗೊತ್ತಿರಬೇಕು, ಬದರಿಯಾತ್ರೆಯನ್ನು ಬಹಳಷ್ಟು ಜನ ಹಿಂದಿನವರು ಮಾಡಿಲ್ಲ. ಅದು ಮಾಡಿದ ಕೆಲವೇ ಜನರಲ್ಲಿ ವಾದಿರಾಜ ಸ್ವಾಮಿಗಳು ಬದರಿ, ಕಾಶಿ, ಗಾಯಾ, ಪ್ರಯಾಗ ಇತ್ಯಾದಿ ಎಲ್ಲವನ್ನೂ ಸಂಚಾರ ಮಾಡಿದವರಲ್ಲಿ ವಾದಿರಾಜ ಸ್ವಾಮಿಗಳು ಒಬ್ಬರು ಅಂದರೆ ಸಂಚಾರಕ್ಕೊಂದೇ ದಾಖಲೆ. ಅವರು ಸಂಚಾರವನ್ನು ಇನ್ನೊಂದು ರೀತಿ ಉಪಯೋಗಕ್ಕೆ ತಂದರೆ ಜನಗಳಿಗೆ. ಆ ಸಂಚಾರ ಮಾಡಿದ ಸ್ಥಳಗಳಲ್ಲೆಲ್ಲ ಆ ಪರಿಚಯ ಮಾಡಿಕೊಡೋದಕ್ಕೆ ಒಂದು ಗ್ರಂಥವನ್ನೇ ಬರೆದು ತೀರ್ಥ ಪ್ರಬಂಧ ಅಂತ ಬಂತು. ಅದು ಟ್ರಾವೆಲ್ ಆಗಿ ಫಸ್ಟ್ ಟ್ರಾವೆಲ್ ಆಗಿ ಅಥವಾ ಓನ್ಲಿ ಟ್ರಾವೆಲ್ ಆಗಿ ಅವರು ವೈಷ್ಣವ ವೇದ ಅಂತ ಅಂದರೆ ತೀರ್ಥ ಪ್ರಬಂಧ ಒಂದೇ. ಆ ರೀತಿ ಇವತ್ತು ಆಧುನಿಕ ಪದ್ಧತಿ ಇದೆ ಟ್ರಾವೆಲ್ ಆಗಿ ಬರೆಯೋದು. ಅವತ್ತು ಪಾಶ್ಚಾತ್ಯರಿಗೆ ಭಾರಿ ಪ್ರಿಯ ಅದು. ಹಿಂದಿನ ಕಾಲಕ್ಕೆ ಹ್ಯೂನಸ್ ಸಾಂಗು, ಇಸ್ ಸಿಂಗು, ಮೆಗಸ್ತಾನಿಸು ಅವರೆಲ್ಲ ಕೂಡ ಬಂದಾಗೆಲ್ಲ ರಿಪೋರ್ಟೆಲ್ಲ ಬರೆದೋಗಿದ್ದಾರೆ. ಆದರೆ ಬಂದ್ಯಾರೋ ಕೆಲಸ ಮಾಡಿರಲಿಲ್ಲ. ನಮ್ಮಲ್ಲಿ ಮಾತ್ರ ವಾದಿರಾಸಗಳು ಒಬ್ಬರೇ ಕೆಲಸ ಮಾಡಿತ್ತು. ಅರ್ಥಿಗಳಿಗೆ ಪರಮಾರ್ಥವ ತೋರುವ ತೀರ್ಥ ಪ್ರಬಂಧವ ಕೀರ್ತನೆ ಗೈದೆ ವಾದಿರಾಜ ಗುರು ವಾದಿರಾಜ ಅಂಥೇಳಿ ಜಗನ್ನಾಥದಾಸರು ಕೊಂಡಾಡ್ತಾರೆ. ತೀರ್ಥದ ಪುಸ್ತಕ ನಮಗೆ ಸಿಕ್ಕೂ ಇದೆ, ನೋಡ್ತಾನೆ ಇದ್ದೇವೆ. ಚಿಕ್ಕ ಗ್ರಂಥ ಇಡೀ ತೀರ್ಥಕ್ಷೇತ್ರ ತದೀಶಾನಾಂ ಮಹಾತ್ಮ್ಯಾನಿ ಯಥಾಮತಿ ವಾದಿರಾಜೋ ಯತಿ ಸ್ತೌತಿ ಪದ್ಯೈಹಿ ಕತಿಪಯೈಹಿ ಕವಿಹಿ ಈ ಹೇಳಿಕೊಂಡು ಭರತಖಂಡದ ತೀರ್ಥ ಕ್ಷೇತ್ರ, ಆ ತೀರ್ಥಾಭಿಮಾನಿ ದೇವತೆಗಳು, ಕ್ಷೇತ್ರಾಭಿಮಾನಿ ದೇವತೆಗಳ ಸ್ತೋತ್ರವನ್ನು ವಾದಿರಾಜ ಸ್ವಾಮಿಗಳು ಬರೀತಾ ಇದ್ದೇವೆ ಅಂತ ಹೇಳಿನೇ ಬರೀತಾ ಇದ್ದಾರೆ. ಅದು ಸರಿಯಾಗಿ ಓದಿಬಿಟ್ರೆ ಇಡೀ ನಮ್ಮ ಭರತಖಂಡದ ತೀರ್ಥಕ್ಷೇತ್ರಗಳೆಲ್ಲ ಪರಿಚಯ ಆಗ್ತವೆ. ಅದಕ್ಕೆ ಅವರ ಬಗ್ಗೆ ಎರಡು ಅಧಿಕೃತ ಪ್ರಾಚೀನ ಚರಿತ್ರೆ ಸಿಗುತ್ತೆ. ಒಂದು ವೃತ್ತರತ್ನ ಸಂಗ್ರಹ ಅಂತ ಒಂದು, ಅದು ಬರೆದ ರಘುನಾಥಾಚಾರ್ಯ ಅಂತ ಅವರ ಸಾಕ್ಷಾತ್ ಶಿಷ್ಯರು, ಅವರಲ್ಲೇ ಓದಿದವರು ವಾದಿರಾಜ ಸ್ವಾಮಿ ಶಿಷ್ಯರು, ಅವರು ಬರೆದಿರೋದು ವೃತ್ತರತ್ನ ಸಂಗ್ರಹ. ಅದು ವಾದಿರಾಜ ಸ್ವಾಮಿಗಳ ಜೀವನ ಚರಿತ್ರೆಗಳ ಸಂಗ್ರಹ ಅಂತ. ಇನ್ನೊಂದು ಶ್ರೀ ವಾದಿರಾಜ ಗುರುವರ ಚರಿತಾಮೃತಂ ಅಂಥೇಳಿ ಅವರ ಶಿಷ್ಯರೇ ರಾಮಚಂದ್ರಾಚಾರ್ಯರಂತೂ ಒಬ್ಬರು ಭಾರಿ ಪ್ರಾಚೀನರು. ಅವರು ಎರಡು ಪುಸ್ತಕ ಸಿಗುತ್ತೆ, ಇತ್ತೀಚೆಗೆ ಕೆಲವೆಲ್ಲ ಆ್ಯಡ್ ಆಗಿದೆ, ಮತ್ತೆ ಅದು ಅತಿ ಹಳೆ ಒಂದರೆ ಎರಡು. ಆದ್ದರಿಂದ ನಮಗೆ ಅಥೆಂಟಿಕ್ ಆಗಿ ತಿಳಿಯೋದಕ್ಕೆ ಸಾಧ್ಯತೆ ಉಂಟು. ಅವರ ಬಗ್ಗೆ ಇಡೀ ತೀರ್ಥ ಪ್ರಬಂಧವನ್ನು ಬರೆದು ಒಳ್ಳೆ ರೋಚಕವಾದ ಶ್ಲೋಕಗಳು, ಅವರ ಶೈಲಿ ಬಹಳ ಅಪೂರ್ವವಾದ ಶೈಲಿ. ಸಂಸ್ಕೃತ ಪಾಪ್ಯುಲರೈಸ್ ಮಾಡಬೇಕು ಅಂದರೆ ವಾದಿರಾಜ ಸ್ವಾಮಿ ಶ್ಲೋಕ ಹೇಳ್ಕೊಟ್ಬಿಟ್ರೆ ಸಾಕು, ಸಂಸ್ಕೃತ ಅವಶ್ಯ ಕಲಿತು ಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಅವ್ರ ಸ್ತೋತ್ರಗಳು. ಮನಸ್ಸಿಗೆ ನಿಮಗೇನು ಅರ್ಥವಾಗದೆ ಹೋದರೂ ಕೂಡ ಎಷ್ಟು ಚೆನ್ನಾಗಿದೆ ಎಂಬ ಭಾವನೆ ಹುಟ್ಟಿಸುತ್ತೆ. ಅದು ಅವರ ಶೈಲಿಯ ವೈಶಿಷ್ಟ್ಯ. ಇವೆಲ್ಲ ಕೇಳಿರ್ತೀರಿ, ಈ ಪ್ರೋಷ್ಠಿ ಶ ವಿಗ್ರಹ ಸುರಿಷ್ಟಿ ಇವನೋದ್ಧತ ವಿಶಿಷ್ಟಾಂಬುಚಾರಿ ಜನರೇ ಖಂಡಿ ಭವದ್ ಬಹುಲ ಡಿಂಡಿ ರಜೃಂಭಣಸು ಚಂಡೀ ಕೃತೋ ದಧಿ ಮಹಾ ವರೀ ಪ್ರಾಸ ಕಾಂತಾರ ಗೇಹ ಕಲ ಕಾಂತಾರ ಡದ್ವನ ಕಾಂತಾಲ ಕಾಂತಕ ಶರಂ ಶ್ರೀರಾಮ ಲಕ್ಷ್ಮಣ ಶುಕಾರಾಮ ಭೂರವತು ಗೋರಾಮಲಾಮಿತ ಮಹೋ. ಪ್ರತಿ ಪದ್ಯದಲ್ಲೂ ಕೂಡ ಒಂದು ಯಮಕ ಅನುಪ್ರಾಸ ಥರದ ಅವರು ಬರೆಯೋದಿಲ್ಲ. ಈ ರೀತಿ ಬರೆದಿದ್ದರಿಂದ ಇವತ್ತು ಪೃಷ್ಠೀಶ ವಿಗ್ರಹ ಅಂತಕ್ಕಂಥ ಅವರ ಅಶ್ವಥಾಟಿ ದಶಾವತಾರ ಸ್ತುತಿ ಭಾರಿ ಭಾರಿ ಪಾಪುಲರ್. ಇವತ್ತು ಎಲ್ಲ ಮಠಗಳಲ್ಲೂ ಕೂಡ ಒಂದು ದಿನ ಬಿಟ್ಟ ದಿವಸ ಹೆಚ್ಚು ದಿವಸ ಕೆಲವು ಕೆಲವು ದಿನ ಬಿಟ್ಟ ದಿವಸ ದೇವರು ಭುಜಂಗಿಸೋದೇ ಇಲ್ಲ, ಅಷ್ಟರ ಮಟ್ಟಿಗೆ ಅದು ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ದಶಾವತಾರ ಸ್ತುತಿ. ಅದೇ ರೀತಿ ಅವ್ರ ತೀರ್ಥ ಪ್ರಬಂಧನೂ ಹಾಗೆ ಬರೀ ಫುಲ್ ಆಫ್ ಅಲಿಟರೇಷನ್ಸ್. ಯಾವ್ರನ್ನೇ ಸ್ತೋತ್ರ ಮಾಡಲಿ ನಿಮ್ಮ ಸ್ತೋತ್ರ ತಕ್ಷಣ ಬಾಯಿ ಕಲಿತು ಬಿಡಬೇಕು, ಅನಿಸ್ಬೇಕು. ಆ ರೀತಿ ಬರೀತಾರೆ. ಅಂಗಾನುಷಂಗತ ಭುಜಂಗ ಬತುಂಗ ಭೋಗಂ ಗಂಗಾತರಂಗಕೃತ ಮಂಗಲ ಮೌಲಿ ಭಾಗಂ ಸಂಗೀತ ಲೋಲ ಯತಿ ಪುಂಗವ ಗೀತ ಗಾಥಂ ತಂ ಗೌರ್ಯಪಾಂಗ ರಸಮಾಶ್ರಯ ವಿಶ್ವನಾಥಂ. ಎಷ್ಟು ಪ್ರಾಸ ಇದೆ. ಅಂಗಾನುಷಂಗತ ಭುಜಂಗ ಮತುಂಗ ಭೋಗಂ ಗಂಗಾ ತರಂಗಕೃತ ಮಂಗಲ ಮೌಲಿ ಭಾಗಂ ಸಂಗೀತ ಲೋಲ ಯತಿ ಪುಂಗವ ಗೀತ ಗಾಥಂ ತಂ ಗೌರ್ಯಪಾಂಗ ರಸಮಾಶ್ರಯ ವಿಶ್ವನಾಥಂ. ಎಷ್ಟು ಒಳ್ಳೆ ಶ್ಲೋಕಗಳು. ಅದು ಹೇಳಿಬಿಟ್ರೆ ಯಾರಿಗೂ ಸಂಸ್ಕೃತ ಕಲೀಲೇಬೇಕು ಅನಿಸ್ಬಿಡ್ಬೇಕು ಅಂಥದ್ದು. ಫಣಿಗಣವರ ಭೂಷ ಪಾರ್ವತಿ ಶಾಘ್ಯ ವೇಷ ಖಳಜನಕೃತ ರೋಷ ಖಂಡಿತಾತ್ಮೀಯ ದೋಷ ಸದರುಣಗಿರಿ ವಾಸ ಚಕ್ರ ಸೂರ್ಯಾದ್ಯಧೀಶ ಪರಿಹೃತ ಭವ ಪಾಶ ಪಾತು ಮಾಂ ಪಾರ್ವತೀಶಃ. ಬರೀ ಈಶ್ವರನ ಸ್ತೋತ್ರ. ಶ್ರೀರಂಗನಾಥ ಸುರಸಿದ್ಧ ಗೀತ ಕಾರುಣ್ಯ ಸಿಂಧು ಕವಿವರ್ಗ ಬಂಧು ಸ್ನೇರಾಶ್ಯ ಚಂದ್ರ ಸ್ಮರತಾಂ ಮಹೇಂದ್ರ ಶ್ವಾರುಟ್ ಪ್ರಸನ್ನ ಕ್ಷಪಯತ್ವಘಂನಃ. ಬರೀ ಪ್ರಾಸ. ಯಾವ ದೇವರ ಸ್ತೋತ್ರ ಕರಿಬೇಕಾದ್ರೂ ಖುಷಿಯಾಗುತ್ತೆ. ಅಲ್ಲಿ ಹೋದಾಗ ತಕ್ಷಣ ಶ್ಲೋಕ ಹೇಳಿಬಿಟ್ರೆ ಅದಕ್ಕಿಂತ ಹೆಚ್ಚು ಪ್ರಿಯವಾದ ಇನ್ನೊಂದಿಲ್ಲ. ನದಿ ಸ್ನಾನ ಮಾಡಬೇಕಾ, ಸಂಕಲ್ಪ ಮಾಡಬೇಕಾ, ಸ್ತೋತ್ರಗಳು. ಕಾವೇರಿ ಸ್ತೋತ್ರ ಮಾಡ್ತಾರೆ. ಕಾವೇರಿ ಕಮನೀಯಾಂಗಂ ರಂಗನಾಥಂ ಸದಾ ಹೃದಿ ದತ್ಸೇ ತ್ವತ್ಸೇವಯಾ ದೇವಿ ಕೋನು ಕುರಿಯಾನ್ ನತಂ ಹೃದಿ. ಒಳ್ಳೆ ಚಮತ್ಕಾರ ಇರುತ್ತೆ ಶ್ಲೋಕದೊಳಗೆ, ಬರೆಯೋದ್ರೊಳಗೆ ಭಾರಿ ಚಮತ್ಕಾರ ಇರುತ್ತೆ. ಅವ್ರು ಹೇಳ್ತಾರೆ, ಮೋಕ್ಷದಾನ ಕ್ಷಮಾಸಂತಿ ಸರಿತಃ ತತ್ರ ತತ್ರ ಹಿ ಕಾವೇರಿ ಚೋಲಭೂಮಾತ ಭುಕ್ತಿ ಮುಕ್ತಿಕರಿ ಸರಿ. ಎಷ್ಟು ವಿಮರ್ಶೆ ಮಾಡ್ತಾರೆ. ಲೋಕದಲ್ಲೂ ಬೇಕಾಷ್ಟು ನದಿಗಳಿವೆ, ಪುಣ್ಯ ಕೊಡ ನದಿಗಳು ಬೇಕಾಷ್ಟಿವೆ ಅಂತ ಹೇಳ್ತಾರೆ. ಮೋಕ್ಷದಾನ ಕ್ಷಮಾ ಸಂತಿ ಸರಿತಃ ತತ್ರ ತತ್ರ ಹಿ, ಪುಣ್ಯಕರ ನದಿಗಳು ಬೇಕಾಷ್ಟು ಸಿಗ್ತಾ ಇದೆ. ಆದರೆ ಕಾವೇರಿ ವಿಚಿತ್ರವಾದ ನದಿ, ಕಾವೇರಿ ಚೋಲ ಭೂಮಾತ ಭುಕ್ತಿ ಮುಕ್ತಿ ಕರಿ ಸರಿ, ಇದು ಹೊಟ್ಟೆಗೂ ಕೊಡುತ್ತೆ ತಲೆಗೂ ಕೊಡುತ್ತೆ ಅಂತ ಹೇಳ್ತಾರೆ. ಅದು ವ್ಯವಸಾಯ ಮಾಡೋಕ್ಕೆ ಬರುತ್ತೆ. ವ್ಯವಸಾಯ ಕಾವೇರಿ ನೀರಿನಿಂದ ಎಷ್ಟೋ ಕಡೆ ಡ್ಯಾಮ್ಸ್ ಇದೆ, ಇವರು ತುಂಬ ಡ್ಯಾಮ್ಸ್ ಇರೋದು ಕಾವೇರಿ ನದಿಗೆ ಸಿಗೆ. ಅದು ಆಗಿನ ಕಾಲದಲ್ಲಿ ಸಾಗುವಳಿ ಮಾಡ್ತಿದ್ರು, ನೀರಾವರಿ ಇರಿಗೇಷನ್ ಮಾಡ್ತಿದ್ರು ಅದರಿಂದ. ಅದಕ್ಕೆ ಭುಕ್ತಿ ಮುಕ್ತಿ ಕರಿ ಸರಿ ಅಂತ ಕರೀತಾರೆ. ಅನ್ನಕ್ಕೂ ಕೊಡುತ್ತೆ, ಮೋಕ್ಷಕ್ಕೂ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅದರ ಬರೀ ಫ್ಯಾಕ್ಟ್ಸನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇನ್ನು ಕಾವೇರಿ ಬಗ್ಗೆ ಹೇಳ್ತಾರೆ, ಕಾವೇರಿ ಕಬರಿ ಅಂಗಂ ರಂಗನಾಥಂ ಸದಾ ಹೃದಿ ಧತ್ಸೇ ತ್ವತ್ಸೇವಯ ದೇವಿ ಕೋನು ಕುರಿಯ ನತಂ ಹೃದಿ. ಮೂರು ಕಡೆ ಕಾವೇರಿ ದ್ವೀಪ ಆಗುತ್ತೆ, ಆದ್ಯರಂಗ ಮಧ್ಯರಂಗ ಅಂತ್ಯರಂಗ ಅಂತ ಮೂರು ರಂಗಸ್ತವೆ. ಶ್ರೀರಂಗಪಟ್ಟಣ ಆದ್ಯರಂಗ ಮಧ್ಯರಂಗ ಅದು ಆ ಶ್ರೀರಂಗನಾಥ ಅಂತ್ಯರಂಗ. ಮೂರು ಕಡೆ ಕಾವೇರಿ ದ್ವೀಪ ಆಗುತ್ತೆ, ಈ ಕವಲಾಗಿ ಮತ್ತೆ ಸೇರುತ್ತೆ. ಮಧ್ಯದ ಜಾಗದಲ್ಲಿ ರಂಗನಾಥ ಇರೋದು, ಮೂರು ಕಡೆ ರಂಗನಾಥನೇ ಇರೋದು. ಸ್ಟಡಿ ಮಾಡಿಬಿಟ್ಟು ತಕ್ಷಣ ಹೇಳಿಬಿಡ್ತಾರೆ, ಮೂರು ಕಡೆ ನಿನ್ನ ಮಧ್ಯೆ ರಂಗನಾಥನ ಇಟ್ಕೊಂಡಿದ್ದೀನಿ. ಕಾವೇರಿ ಕಮನೀಯಾಂಗಂ ರಂಗನಾಥಂ ಸದಾ ಹೃದಯ ಧತ್ಸೆ, ನಿನ್ನ ಹೃದಯ ಮಧ್ಯೆ ಇಟ್ಕೊಂಡು ಹೃದಯದಲ್ಲಿ ಇಟ್ಕೊಳ್ಳೋದು ಅಂತ ಅರ್ಥ. ಮೂರು ಕಡೆ ರಂಗನಾಥ ಹೃದಯದಲ್ಲಿ ಇಟ್ಕೊಂಡಿದ್ದೀಯಲ್ಲ, ನಿನ್ನ ನೀರು ಕುಡಿದ್ರೆ ಸ್ನಾನ ಮಾಡಿದರೆ ನಮ್ಮ ಹೃದಯದಲ್ಲೂ ರಂಗನಾಥ ಬಂದುಬಿಡ್ತಾನೆ ಅಂತ ಹೇಳ್ತಾರೆ. ಅದು ಎಷ್ಟು ಚಮತ್ಕಾರವ ಹೇಳ್ತಾರೆ, ನಿನ್ನ ನೇಚರು ರಂಗ ಹೃದಯದಲ್ಲಿ ಇಟ್ಕೊಳ್ಳೋದು, ನಿನ್ನ ಪಾನ ಮಾಡಿದರೆ ಸ್ನಾನ ಮಾಡಿದರೆ ನಮ್ಮ ಹೃದಯದಲ್ಲಿ ರಂಗನಾಥ ಬಂದುಬಿಡ್ತಾನೆ, ಆದ್ದರಿಂದ ಕಾವೇರಿಯ ಮಹಿಮೆ ಅಂತ ಹೇಳ್ತಾರೆ. ಅಂದರೆ ರಂಗನಾಥ ಇದ್ದಾನೆ, ಮೂರು ಕಡೆ ಇದ್ದಾನೆ ಎಂಬುದನ್ನು ಹೇಳೋ ಸ್ಟೈಲ್ ಅವರು. ಈ ರೀತಿ ಚಮತ್ಕಾರ ಹೇಳೋದ್ರಿಂದ ಅವರಿಗೆ ಅವರ ಕೃತ ಶ್ಲೋಕಗಳಲ್ಲಿ ನಮಗೆ ಒಂದು ಪದಗಳಿಂದ ಶಬ್ದಗಳಿಂದ ಆಕರ್ಷಣೆ, ಅರ್ಥದಿಂದ ಆಕರ್ಷಣೆ. ಶಬ್ದ ಚೆನ್ನಾಗಿರುತ್ತೆ, ಅರ್ಥ ಏನಿರೋದಿಲ್ಲ, ಆಗ ಶಬ್ದ ನೋಡಿ ಬಿಟ್ಟುಬಿಡ್ತಾರೆ ಮೂದೋಯ್ತು. ಅರ್ಥ ಚೆನ್ನಾಗಿರುತ್ತೆ, ಶಬ್ದಗಳು ಆಕರ್ಷಕ ಇರೋದಿಲ್ಲ, ಆಗ ಬಾಯಿಪಾಠ ಬರೋದು ಕಷ್ಟ ಆಗಿಬಿಡುತ್ತೆ. ಎರಡೂ ಇದ್ದಾಗ ಅದು ಬಾಯಿಪಾಠನೂ ಆಗುತ್ತೆ, ಮನಸ್ಸಲ್ಲಿ ಉಳಿದು ಬಿಡುತ್ತೆ, ಎರಡೆರಡು ಕೆಲಸ ಆಗುತ್ತೆ. ಇದನ್ನು ವಾದಿರಾಜ ಸ್ವಾಮಿಗಳು ಥ್ರೋಔಟ್ ಕೃತಿಗಳಲ್ಲಿ ಕಾಣಬಹುದು. ಯುಕ್ತಿ ಮಲ್ಲಿಕಾನೇ ಬರೀಲಿ, ಅವ್ರು ಏನೇ ಗ್ರಂಥ ಬರೆದ್ರು ಅವರ ಸ್ಟೈಲ್ ಸ್ಪೆಷಾಲಿಟಿ, ಅವ್ರ ಬ್ರಾಂಡ್ ಅಂತೀವಲ್ಲ ಆ ಥರ, ಅದು ಒಂದು ಶೈಲಿ ಉಪಯೋಗಿಸ್ತಾರೆ. ಅದು ಪೂರ್ತಿ ಒಂದು ನವೀನವಾದ ಶೈಲಿ. ಆಮೇಲೆ ಸಂಚಾರ ಮಾಡ್ತಾ ಮಾಡ್ತಾ ಹೋದ, ಇವತ್ತಿನ ಸಂಚಾರಕ್ಕೂ ಅವತ್ತು ಭಾರಿ ವ್ಯತ್ಯಾಸ. ಇವತ್ತು ಸಂಚಾರಕ್ಕೆ ಹೋದರೆ ಶಿಷ್ಯರು ತಯಾರಾಗಿರ್ತಾರೆ, ಮೊದಲೇ ಪಾದಪೂಜೆ ಬಿಟ್ಟಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತದೆ, ಆಗಲೇ ಹೋದ ತಕ್ಷಣ ರೆಡಿ ಆಗಿಬಿಡುತ್ತೆ. ಹಿಂದೆ ಹಾಗೆಲ್ಲ ಇರಲಿಲ್ಲ, ತುಂಬ ಕಷ್ಟ ಇತ್ತು. ಕೆಲವು ಗುರುಗಳಿಗೆ ಹೋದರೆ ಅಲ್ಲಿ ಭಕ್ತರೇ ಇರ್ತಿರಲಿಲ್ಲ, ಇವರು ತಮ್ಮ ಮಹಿಮೆ ತೋರಿಸಿ ಭಕ್ತರನ್ನು ಮಾಡ್ಕೊಂಡು ಆಮೇಲೆ ಭಿಕ್ಷೆ ಮಾಡಬೇಕು, ಅಷ್ಟು ಕೆಲಸ ಅದು. ಗೊತ್ತಾಯ್ತಾ, ಮಧ್ಯತೆಯ ಸಾಮಾನು ತೊಗೊಂಡವ್ರು ಬೇರೆ, ಅಲ್ಲಿ ಹೋಗಿ ಆಮೇಲೆ ಕ್ರಿಯೇಟ್ ಮಾಡೋದು ಬೇರೆ, ಎಷ್ಟು ಕಷ್ಟ ಇರುತ್ತೆ. ಆ ರೀತಿ ಜನಗಳನ್ನು ವಾದದಲ್ಲಿ ಸೋಲಿಸಿಬಿಟ್ಟು ವಾದಿಗಳನ್ನು ಅವರು ಶಿಷ್ಯರು ಮಾಡ್ಕೋಬೇಕು, ಇಲ್ಲ ತಪಸ್ಸಕ್ತಿಯಿಂದ ಜನಗಳನ್ನು ತಮ್ಮ ಶಿಷ್ಯರನ್ನು ಮಾಡಿಕೊಂಡು ಆಮೇಲೆ ಭಿಕ್ಷೆ ಮಾಡಬೇಕು. ಇಂಥ ಸವಾಲು ಇರ್ತಿತ್ತು. ವಾದಿರಾಜ ಸ್ವಾಮಿಗಳ ವಿಶೇಷ ಕೆಲಸವನ್ನು ಮಾಡ್ತಾರೆ. ಸಂಚಾರ ಮಾಡಲಿಕ್ಕೆ ಹೋದಾಗೆಲ್ಲ ಬಗೆ ಬಗೆಯ ಪ್ರಾಬ್ಲಮ್ಸ್ ಬರುತ್ತವೆ. ಕೆಲವು ಸರ್ತಿ ಎಂಥ ಪ್ರಾಬ್ಲಮ್ ಬಂತು, ಬಗೆ ಬಗೆಯ ಭಕ್ತರು, ಯಾರೋ ಒಬ್ಬ ಭಕ್ತ ಬಂದು ಕೇಳಿದ್ನಂತೆ, ಸ್ವಾಮಿ ನನಗೆ ಮಗುವಾಗಬೇಕು, ಮಕ್ಕಳಿಲ್ಲ ಅಂತ ಕೇಳಿದರು. ವಾದಿರಾಜ ಸ್ವಾಮಿಗಳು ಹೇಳಿದರು ಆಗೋದಿಲ್ಲ ಅಂತ ಹೇಳಿ, ಮಕ್ಕಳಾಗೋದಿಲ್ಲ ಅಂತ ಹೇಳಿಬಿಟ್ಟು. ಅಂದರೆ ಈ ನಮಗೆ ಅರ್ಥ ಆಗುತ್ತೆ, ಅವ್ರ ಜ್ಞಾನ ಭವಿಷ್ಯದನ್ನ ಕಣ್ಣಾರೆ ಕಂಡು ಹೇಳ್ತಕ್ಕಂಥ ಗುರುಗಳು, ಇನ್ನು ಮಕ್ಕಳಾಗೋದಿಲ್ಲ ಅಂಥೇಳಿ. ತಕ್ಷಣ ಅವನು ಭಾರಿ ನಿರಾಶನಾಗಿಬಿಟ್ಟ, ಮೂರೋಯ್ತು ಹೋದ. ಸಂಚಾರ ಮಾಡಿ ವಾಪಸ್ ಬಂದು ಅಠದಿ ಮಗು ಆಗಿಬಿಟ್ಟಿತ್ತು ಅವನಿಗೆ, ಅಠದಿ ಮಗು ಆಗೋಗ್ಬಿಟ್ಟಿತ್ತು. ಅವನು ಬಂದ, ಸ್ವಾಮಿ ನೋಡಿ ನಮ್ಮ ಮಗು ಇವನು, ತೋರಿಸಿ ನಮ್ಮ ಮಗು ಇವನು, ನೀವೇನು ಹೇಳಿದ್ರಿ ಮಗು ಆಗೋದಿಲ್ಲ ಅಂತ ಹೇಳಿದ್ದೆ, ಸವಾಲಾಗ್ತಾನೆ ಅವ್ರ ಮೇಲೆ, ಮಗು ಆಗೋದಿಲ್ಲ ಅಂತ, ಮಗು ಆಗಿಬಿಟ್ಟಿದೆ, ಯಾರೋ ಬಾಬಾನ ತೋದೆ ಕೊಟ್ಟೆ ಅಂತ ಅರ್ಥ, ಆ ಥರ ಆಗಿಬಿಟ್ಟಿದೆ. ಇನ್ನು ಮಳಕೆಡಕ್ಕೆ ಹೋದ್ವಿ ಆಗಲಿಲ್ಲ, ಮಂತ್ರಾಲಯಕ್ಕೆ ಹೋದರೂ ಆಗಲಿಲ್ಲ, ಸೋದೆಗೆ ಹೋದರೂ ಆಗಲಿಲ್ಲ, ಪುಟ್ಪರ್ತಿಗೆ ಹೋದಾಯಿತು ಅಂದಾಗಾಯ್ತು ಒಂದು ಕಥೆ ಅಂತ. ಬೇರೆ ಅಂಥ ಕೇಸ್ ಇದೆ, ಬೇಕಾಷ್ಟು ಅಂತ ಸಿಗ್ತಾರೆ. ನಾನು ನೋಡಿ ಮಗು ಆಗಿದೆ, ತೋರಿಸಿಬಿಟ್ಟ, ನಮಸ್ಕಾರ ಮಾಡಿಸಿಬಿಟ್ಟ. ಅದನ್ನು ನೋಡಿದರು, ಓಹೋ ಇವ್ರಿಗೆ ಗೊತ್ತಾಗಿದೆ, ಅವನಿಗೆ ನಮ್ಮಲ್ಲಿ ಏನು ಉಪಯೋಗ ಇಲ್ಲ, ಅವನು ಭಾರಿ ಅಂತ ತಿಳ್ಕೊಂಡಿದ್ದಾರೆ ಅಂಥೇಳಿ. ನಿನ್ನ ಮಗನ ಇವನು, ಹೌದು ಹೌದು ಅಂತ ಹೇಳಿ ಸರಿ ಅಂಥೇಳಿ ಕೈ ನೀರು ಹಿಡ್ಕೊಂಡು ಪ್ರೋಕ್ಷಣೆ ಮಂತ್ರಿಸಿಬಿಟ್ಟು ಪ್ರೋಕ್ಷಣೆ ಮಾಡಿದರು ಮಗುವಿನ ಮೇಲೆ. ಮಗುವೆಲ್ಲ ಪಿಶಾಚಿ ದೊಡ್ಡ ದೇವ ನಿಂತ್ಕೊಂಡ್ಬಿಡ್ತಂತೆ ಎದುರುಗಡೆಗೆ. ಹೇಳ್ತಾರೆ ಏನು ನೋಡಿದೆ ಅಂತ ಕೇಳ್ತಾರೆ, ಸ್ವಾಮಿ ಏನಿದು ಅಂತ ಕೇಳ್ತಾರೆ. ಅದನ್ನೇ ಕೇಳಿ ಹೇಳುತ್ತೆ ಅಂತೇಳಿ ಹೇಳೋ ಅಂತ ಹೇಳಿದ್ರಂತೆ. ಹೇಳುವಂತೆ ನಡುಕ್ತಾ ಹೇಳ್ತಾ ಇದೆ ಅದು. ಅವನು ಮಂತ್ರವಾದಿ ವರ ಕೊಟ್ಟವನು, ನನ್ನ ಪಿಶಾಚಿನ ನನ್ನ ಕಳಿಸಿದ್ದ, ಮಗನಾಗಿ ಹುಟ್ಟಿ ಆಮೇಲೆ ಅವನು ಕೊಂದು ಬಾ ಅಂತ ಹೇಳಿದ್ದ. ಗೊತ್ತಾಯ್ತಾ, ಸ್ವಲ್ಪ ದಿವಸಕ್ಕೆ ಕೊಂದು ಹೋಗ್ತಾ ಇದ್ದೆ ನಾನು ಅಂತ ಹೇಳಿದ್ದಂತೆ. ಆಗ ಬಾವೆ ಬಡ್ಕೊತಿದ್ದವ್ರು ಎಂಥ ಕೆಲಸ ಆಯ್ತಲ್ಲ ಅಂತ ಹೇಳಿಬಿಟ್ಟು. ಅಂದರೆ ವಾಮಾಚಾರದ ಕೆಲಸ, ಯಾರೋ ಕೆಲಸ ಕೊಡೋದಿಲ್ಲ ಅಂದರು, ನಾನು ಕೊಡ್ತೇನಪ್ಪ ಅಂತ ಕರೆ ಬ್ರೀಫ್ ಕೇಸ್ ಕೊಟ್ಟ, ಅವ್ರಿಗೆ ಕೊಟ್ಟಪ್ಪ ಕೊಡ್ತೀನಿ ಅಂತ. ಅದು ಸ್ಮಗಳ್ಡ್ ಕೇಸು, ಜೈಲಿಗೆ ಹೋಗ್ಬೇಕು ಆಮೇಲೆ. ಗೊತ್ತಾಯ್ತಾ, ಸಂಬಳ ಎಲ್ಲ ನರಕಾದಾಗ ಯಾವುದನ್ನು ದೇವರು ಕೊಡ್ತಾನೋ ಸ್ವೀಕಾರ ಮಾಡಬೇಕೆ ಹೊರತು, ಇದೆಲ್ಲ ಕಥೆ ನಮ್ಮ ಜನಕ್ಕೆ ಎಷ್ಟು ಬೇಕು ಅಂದರೆ ಟೆಂಪ್ಟ್ ಆಗ್ತಾರೆ ಜನಗಳು, ಟೆಂಪ್ಟ್ ಎಲ್ಲೆಲ್ಲೋ ಹೋಗಿಬಿಡ್ತಾರೆ, ಏನೇನೋ ಮಾಡಿಬಿಡ್ತಾರೆ. ಇಂಥವ್ರ ಕಥೆ ಮಾರ್ಮಿಕವಾದ ಕಥೆ ಇದೆ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಹೈದ್ರು ಅದು ತಕ್ಷಣ ಹೋಗ್ತಿಲ್ಲ ಅಂದರು, ಅದು ಓಡಿ ಜನ್ಮದಲ್ಲಿ ಬರೋ ಓಡೋಗ್ಬಿಡ್ತಾ ಕಡೆ. ಸ್ವಾಮಿ ಎಷ್ಟೊತ್ತು ಮಗುವಾಗಲಿಕ್ಕೆ ಅಂತ ಹೋಗಿದ್ದೆವು, ಒಂದು ಪೀಡೆಯನ್ನು ಕಳ್ಕೊಂಡಿದ್ದೆ, ನಾವೀಗ ಕ್ಷಮಿಸಬೇಕು ಅಂತ ಹೇಳ್ತಾರೆ. ನೋಡಯ್ಯ, ನಿಮ್ಮ ಮಕ್ಕಳಾಗೋದಿಲ್ಲ ಅಂತ ಹೇಳಿದ್ದೆ ಹೊರತು ಉದ್ಧಾರ ಆಗಲ್ಲ ಅಂತ ಹೇಳಿಲ್ಲ. ನಾವೀಗ ದೇವರ ಧಾರ ಬಿಡಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ವಿ, ಶಿಷ್ಯರಾಗಿ ಉದ್ಧಾರ ಆಗಿಬಿಟ್ಟು. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಒಂದು ತಾತ್ವಿಕವಾದ ಮಹಿಮೆ ತೋರಿಸ್ತಾರೆ. ಇದೆಲ್ಲ ಅವರ ಹಿರಿಮೆಗಳ ಅನೇಕ ಮುಖಗಳು. ಇದೊಂದು ಕಡೆ ಹೀಗಾಯ್ತದೆ, ಯಾವುದೋ ಊರಿಗೆ ಹೋದರು, ಅಲ್ಲಿ ಒಬ್ಬ ಇತ್ತ ದಂಪತಿಗಳು, ಮತ್ತೆ ಅವರು ಕೇಳಿದರಂತೆ, ಸ್ವಾಮಿ ನಾವು ಯಾರೋ ಒಬ್ಬರತ್ರ ಹೋಗಿದ್ವಿ, ಅವ್ರು ಆಗೋದಿಲ್ಲ ಅಂತ ಹೇಳಿದ್ದಾರೆ, ಅವರು ಪಾಂಡುರಂಗನ ಭಕ್ತರು ಹೇಳಿದವರು, ನಾವು ಕೇಳಿದ್ವಿ, ಅವ್ರು ಹೇಳಿದರು ಇಲ್ಲ ನಿಮ್ಮ ಹೋಗೋ ಆಗೋದಿಲ್ಲ ಅಂತ ಹೇಳಿಬಿಟ್ರು, ತುಂಬ ದುಃಖ ಆಗಿದೆ, ಅನುಗ್ರಹ ಮಾಡಿ ಅಂದರು. ಇವರೇನು ಮಾಡಿದರೆ ಮಗು ಆಗತ್ತೆ ಹೋಗೋದ್ಬಿಟ್ಟಿರ್ತೀವಿ, ಇವರು ಆಗದ ಕೇಸಲ್ಲಿ ಆಗತ್ತೆ ಅಂತ ಹೇಳಿಬಿಟ್ರು, ತಕ್ಷಣ ಒಂದು ಮಗು ಆಗೇ ಬಿಡ್ತು. ಅವ್ರಿಗೆ ಖುಷಿಯಾಯಿತು, ತಕ್ಷಣ ಹೋಗಿ ಮೊದಲನೇ ಬಾಯಿಗೆ ಹೋದ್ರಿ, ಜನಗಳ ಸ್ವಭಾವ ಆಗೋದಿಲ್ಲ ಅಂದರೆ ನಿಮ್ಮ ಅಂಗಡಿ ಸಿಗಲಿ ನೋಡ್ರಿ, ಕೊಡೋದಿಲ್ಲ ಅಂತ ಹೇಳಿದ್ರಿ, ತೊಗೊಂಬತ್ತಿದ್ದೇವೆ ಅಂತ ಹೇಳಿ ಮನುಷ್ಯರು ಸೈಕಾಲಜಿ ಅಂತ ನೋಡಿ, ನಿಮ್ಮ ಕೈಲಿ ಆಗಲೇ ವಜ್ರಾಸನ ಮಾಡಿಕೊಟ್ರು ಅಂತ ಹೇಳಿದ್ರೆ ಹೇಳಿದರು. ಆಗ ಆ ಭಕ್ತರು ವಿಠಲ ಭಕ್ತರು, ಅವರು ಕೂಡ ಇವರು ವಿಠಲ ಭಕ್ತರು, ವಿಠಲ ದೇವರು ಇದ್ದಾರೆ ಮಠದಲ್ಲಿ, ಜೊತೆ ಎಲ್ಲ ವಿಧವಾದ ಹೈಗ್ರೀವ ದೇವರು ಇದ್ದಾರೆ, ಭೂವರಹ ದೇವರು ಇದ್ದಾರೆ, ಎಲ್ಲರೂ ಆರಾಧನೆ ಮಾಡಿದರು. ಆ ಭಕ್ತ ದೇವರು ಕೇಳಿದ್ರು, ಸ್ವಾಮಿ ನಾನು ಹೋಗಿ ಕೇಳಿದ್ರೆ ಆಗೋದಿಲ್ಲ ಅಂತ ಹೇಳಿದ್ರಿ, ವಜ್ರಾಸ ತಗೊಂಡು ಕೇಳಿ ಕೊಟ್ಬಿಟ್ರಲ್ಲ, ನ್ಯಾಯನಾಥ ದೇವರು ಕೇಳಿದ್ನಂತ. ಆಗ ಅವರಂದ್ರೆ ದೇವರಂದ್ರಂತೆ, ನೀನು ಬಂದು ನಾನು ಏನು ಕೇಳಿದಿ, ಇವ್ರ ಮಗು ಕೇಳ್ತಿದ್ದಾನೆ ಆಗೋ ಯೋಗ ಇದೆಯಲ್ಲೋ ಅಂತ ಕೇಳಿದಿ, ನಾನು ಇಲ್ಲ ಅಂತ ಹೇಳಿದೆ ಅಷ್ಟೇ. ಮತ್ತು ಅವ್ರಿಗೆ ಯಾಕೆ ಕೊಟ್ರಿ, ವಾದಿರಾದರೂ ಕೇಳಿದರು, ಅವ್ರಿಗೂ ಇಲ್ಲ ಅಂತ ಹೇಳಿದೆ. ಅವ್ರೇನು ಮಾಡಿದರು ಗೊತ್ತಾ ಸ್ವಾಮಿ, ಇಲ್ಲ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಬರಬೇಕಾಗಿತ್ತು, ನಾನು ಮಾಡಿಕೊಡಿ ಅಂತ ಕೇಳಿದರು, ಕೊಟ್ಟುಬಿಟ್ಟೆ ಅಂತ ಹೇಳಿದ್ರು. ಆಯ್ತಾ, ಅಲ್ಲಿ ವಾದಿರಾದ್ರ ಭಕ್ತಿ ಆಗಿತ್ತು ಅಂದರೆ ಇಲ್ಲ ನಿಮ್ಮ ಹತ್ರ ಬರಬೇಕಾ, ಅದಕ್ಕೆ ಇನ್ನು ಕೊಡಬೇಕೀಗ. ದೇವರೇ ಯಾರಾಗೋದಿಲ್ಲ ಅಂದರೆ ಸರಿ, ದೇವರಾಗೋದಿಲ್ಲ ಅಂದರೆ ಏನರ್ಥ ಅದಕ್ಕೆ, ಕರ್ತುಂಬ ಕರ್ತುಂಬ ಅನ್ಯಥಾ ಕರ್ತುಂಬ ಸಮರ್ಥ, ಇನ್ಫಾರ್ಮೇಷನ್ ಕೇಳಿದ್ರಿ, ಅವರು ರಿಕ್ವೆಸ್ಟ್ ಮಾಡಿದರು, ಆಯ್ತಾ ಅದಕ್ಕೆ ಕೊಟ್ಟೆ ಅಂದರು. ಅರ್ಥ ಆಯ್ತಲ್ಲ, ಯಾರು ಅಂದರೆ ಯಾವ ಥರ ಭಕ್ತಿ ಉಪಯೋಗಿಸ್ಬೇಕು ಗೊತ್ತಾಗುತ್ತೆ. ವಾದಿರಾಜ ಸ್ವಾಮಿಗಳು ಈ ರೀತಿಯಾಗಿ ಮಾಡಿದ್ರಿಂದ ದೇವರು ಅಷ್ಟು ಅನುಗ್ರಹ ಮಾಡಿದ ಅಂತ ಹೇಳಿದ. ಇವೆಲ್ಲ ಗೊತ್ತಾದರೆ ದೇವರನ್ನು ಕಾಂಟ್ಯಾಕ್ಟ್ ಮಾಡೋದು ಕೂಡ ಭಕ್ತಿ ಜಾಸ್ತಿ ಇದ್ದರೆ ಬರೋ ಸಿದ್ಧಿ, ಇಲ್ಲದವರು ಬರೋದಿಲ್ಲ. ಹೀಗೆ ಅನೇಕ ಪ್ರಸಂಗಗಳನ್ನು ತೋರಿಸ್ತಾರೆ. ಆ ಸಂಚಾರ ಮಾಡ್ತಾ ಮಾಡ್ತಾ ಪೂನಾಕ್ಕೆ ಹೋಗಿದ್ರು. ಪೂನಾದಲ್ಲಿ ದೊಡ್ಡ ದೊಡ್ಡ ಸಮಾರಂಭ ನಡೆದಿತ್ತು. ಇವತ್ತು ಅಂಥವನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಏನು ಗೊತ್ತಾ, ಗ್ರಂಥಕ್ಕೆ ಮೆರವಣಿಗೆ, ಅದು ವ್ಯಕ್ತಿಗಳಿಗೆ ಮೆರವಣಿಗೆ ಮಾಡೋ ಅಭ್ಯಾಸ ಬಂದಿದೆ ಹೊರತು ವೇದವ್ಯಾಸ ಪೀಠಕ್ಕೆ ಇಲ್ಲ ಅಂತ ಪರಿಸ್ಥಿತಿ ಬಂದಿತ್ತು. ಓ, ಆನೆ ಮೇಲೆ ಗ್ರಂಥ ಇಟ್ಟು ಮೆರವಣಿಗೆ ಮಾಡಬೇಕು. ಯಾವುದದು? ಮಾಘನ ಶಿಶುಪಾಲವಧ ಅಂತ ಕಾವ್ಯ. ಸಂಸ್ಕೃತದಲ್ಲಿ ಪಂಚ ಮಹಾಕಾವ್ಯಗಳು ಅಂತ ಪ್ರಸಿದ್ಧ. ಅದರಲ್ಲಿ ಒಂದು ಮಾಘ ಕಾವ್ಯ, ಅದು ಐದರಲ್ಲೂ ಭಾರಿ ಶ್ರೇಷ್ಠ ಅಂತ ಹೆಸರಾಗಿತ್ತು. ಕುಮಾರ ಸಂಭವ, ರಘುವಂಶ, ಕಾಳಿದಾಸನು, ಭಾರವೇ ಕಿರಾತಾರ್ಜುನೀಯ, ಶ್ರೀಹರ್ಷನ ಶಿಶುಪಾಲವಧ, ಒಂದು ನೈಷಧೀಯ ಚರಿತ. ಈ ಥರದ್ದು ಶಿಶುಪಾಲವಧ, ಐದು ಮಹಾಕಾವ್ಯಗಳು. ಅದರಲ್ಲಿ ಯಾವುದು ಬೆಸ್ಟ್ ಅಂತ ತೀರ್ಮಾನ ಮಾಡಿದೆ, ಇದು ಶ್ರೇಷ್ಠ ಅಂತಾಯಿತು. ಉಪಮಾ ಕಾಳಿದಾಸಸ್ಯ ಭಾರವೇರರ್ಥ ಗೌರವ ದಂಡಿನ ಪದರಾಲಿತ್ಯಂ ಮಾಘೇ ಸಂತಿ ತ್ರಯೋಗುಣ. ಇದೊಂದು ಮಾತು ಅಂದರೆ, ಒಂದೊಂದು ಕಾವ್ಯದಲ್ಲಿ ಒಂದೊಂದು ಗುಣ ಇದ್ದರೆ ಮಾಘ ಕಾವ್ಯದಲ್ಲಿ ಎಲ್ಲವೂ ಇದೆ. ಪದರಾಲಿತ್ಯ ಇದೆ, ಉಪಮಾ ಇದೆ, ಮತ್ತು ಅರ್ಥ ಗೌರವ ಇದೆ ಅಂತ ಮೆರವಣಿಗೆ, ಅದು ಸಿದ್ಧಾಂತ ಮಾಡಿ ಸರ್ವಶ್ರೇಷ್ಠವಾದ ಮಹಾಕಾವ್ಯ ಅಂತ ಅದನ್ನು ಮೆರವಣಿಗೆ ಮಾಡಬೇಕು ಅಂತ ಪ್ಲಾನ್ ಹಾಕಿ ಎಲ್ಲ ಅರೇಂಜ್ ಮಾಡಿತಾ ಇದೆ. ವಾದಿರಾಜರು ಬಂದರು, ಅವ್ರ ಮುಂದೆ ಕೆಲವು ವಿದ್ವಾಂಸರು ಪ್ರಾರ್ಥನೆ ಮಾಡಿಕೊಂಡ್ರು, ಸ್ವಾಮಿ ಅದು ಕಾವ್ಯ ಹೌದು, ಆದರೆ ಅಷ್ಟು ಗೌರವಕ್ಕೆ ಅರ್ಹತೆ ಇಲ್ಲ. ನೆನಪಿರಬೇಕು, ಈ ಕಥೆಯಲ್ಲಿ ತುಂಬ ಅರ್ಥ ಇದೆ ಅಂದರೆ, ಗೌರವ ಕೊಡಷ್ಟು ಕೊಡೋದು ತಪ್ಪಲ್ಲ, ಅತಿ ಹೆಚ್ಚು ಕೊಟ್ಟರೆ ತಪ್ಪಾಗುತ್ತೆ. ಮತ್ತು 1,000 ರೂಪಾಯಿ ವಸ್ತುವಿಗೆ 2,000 ಕೊಟ್ಟರೆ ದಡ್ಡ ಅಂತ ಕರೀತಾರೆ. ಬೆಲೆ ಇದೆ ಹೌದು, ಅತಿ ಹೆಚ್ಚು ಬೆಲೆ ಇಲ್ಲ. ಮಾಘಕಾವ್ಯ ಅನ್ನೋದು ಒಂದು ಉದ್ರೇಕ ಹುಟ್ಟಿಸ್ತಕ್ಕಂಥ ಕಾವ್ಯ, ಅದು ಮನಸ್ಸಿಗೆ ಶಾಂತಿ ಕೊಡೋ ಕಾವ್ಯ ಅಲ್ಲ, ಶೃಂಗಾರಮಯವಾದ ಕಾವ್ಯ. ಅದು ಅದನ್ನೇನಾದರೂ ಗೌರವಿಸಿಬಿಟ್ರೆ, ಜನ ಅದನ್ನು ಓದಿದರೆ ಸಮಾಜ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಇವತ್ತು ಹಾಗೆ ಒಂದು ಮಾತಿದೆ, ಮಾಗ ಓದಿ ಮಗ ಕೆಟ್ಟ ಅಂತ ಒಂದು ಮಾತಿದೆ. ಆ ಕತೆ ಓದಿಬಿಟ್ರೆ ಎಷ್ಟೋ ಮನಸ್ಸು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಗೌರವ ಆದರೆ ಏನು ಗತಿ? ವಾದಿರಾಜ ಸ್ವಾಮಿಗಳು ಇದನ್ನು ಭಾರಿ ಕೇರ್ಫುಲ್ಲಾಗಿ ಟ್ಯಾಕಲ್ ಮಾಡಬೇಕು. ಅದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಜನಕ್ಕೆ ಅರ್ಥ ಆಗೋದಿಲ್ಲ. ಆ ರೀತಿ ಮಾಡೋ ಜನಗಳಿಗೆ ಪಂಡಿತರಿಗೆ ಮಾತು ಕೆಲವು ಹೇಳ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ, ಅಸೂಯೆ ಅಂತ ಅವ್ರಿಗೆ ಬ್ರ್ಯಾಂಡ್ ಹಾಕಿಬಿಡ್ತಾರೆ. ಕಂಡ್ರಾಗೋದಿಲ್ಲ ಹಾಗೆ ಮಾಡ್ತಾರೆ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು, ಅದು ಮೆರವಣಿಗೆ ಆಗಬಾರ್ದು, ಒಂದು ತತ್ವ ಸತ್ಯಕ್ಕೆ ಜಯ ಆಗಬೇಕು. ಅದಕ್ಕೆ ಅವ್ರು ಹೀಗೆ ಹೇಳಿದ್ರಂತೆ, ನೀವೆಲ್ಲ ಯೋಚನೆ ಮಾಡಿದ್ದೀರಿ ಸರಿ. ವಾದಿರಾಸ ಅವಳ ಮಾತು ಅಂದರೆ ತುಂಬ ಬೆಲೆ ಇರತಕ್ಕಂಥ ಮಾತು, ದೊಡ್ಡ ಜ್ಞಾನಿಗಳು ಪ್ರಸಿದ್ಧರಾದವರು. ಅವ್ರು ಹೇಳ್ತಾರೆ ಈ ಕಾವ್ಯ ಇರಬಹುದು, ಇದಕ್ಕಿಂತ ಒಳ್ಳೆ ಕಾವ್ಯ ನಮ್ಮಲ್ಲಿದೆ, ಅದನ್ನು ಕೊಡ್ತೇವೆ, ಅದನ್ನು ನೋಡಿ ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ರು ಅಷ್ಟೇ. ಇದಕ್ಕಿಂತ ಒಳ್ಳೆ ಕಾವ್ಯ ನಮ್ಮಲ್ಲಿದೆ. ತಕ್ಷಣ ಅವ್ರು ಏನು ಮಾಡಿದ್ರು, ಆಯ್ತು ಕೊಡಿ ಅದನ್ನು ವಿಚಾರ ಮಾಡೋಣ ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ ಕಾವ್ಯ ಇಲ್ಲೇ ಇಲ್ಲ, ಅದು ಉಡುಪಿಯಲ್ಲಿದೆ, ತರಿಸ್ಕೊಡ್ಬೇಕು, ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ರು. ಉಡುಪಿಯಲ್ಲಿ ತರಿಸ್ಕೊಡ್ಬೇಕು, ನೀವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ನಡೆದೋಗ್ಬಿಟ್ಟಿದೆ ಎಲ್ಲ ಕೂಡ, ನಮ್ಗೆ ಸ್ವಲ್ಪ ಅವಕಾಶ ಬೇಕು, ಅದು ಎಷ್ಟು ಬೇಕು ಅಂತಾರೆ, ಒಂದು 20 ದಿವಸ ಕೊಡಿ, 20 ದಿವಸ ಬೆಳಿಗ್ಗೆ ಗಾವೆ ಇರುತ್ತೆ ಅಂತ ಹೇಳಿದ್ದಾರೆ. ಆಯ್ತು ಅಂತ ಒಪ್ಕೊಂಡ್ಬಿಟ್ಟು, ಆ ಟೈಮ್ ಎಕ್ಸ್ಟೆಂಡ್ ಮಾಡೋದು ಒಪ್ಕೋತಾರೆ, ಕೇಳ್ಕೊಂಡ್ರೆ ಒಪ್ಕೊಂಡ್ಬಿಟ್ಟು. ಆ ಕಾವ್ಯ ಇಲ್ಲ ಏನಿಲ್ಲ, ಅವತ್ತಿಂದ ಬರೆಯೋಕೆ ಶುರು ಮಾಡಿದರು. ಇವತ್ತು ಯಾರೋ ಬರೆಯಾಗ ವಜ್ರಾಸವಾಳು ಬರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೇವ್ ಪೂಜೆ ಆಗಬೇಕು, ಆನ್ಯಕ ಯತಿಗಳಿಗೆ ಬೆಳಿಗ್ಗೆ 3,000, ಮಧ್ಯಾಹ್ನ 3,000, ಸಾಯಂಕಾಲ 3,000 ಜಪ ಆಗಬೇಕು ಅವ್ರಿಗೆ. ಫಸ್ಟ್ ಪ್ರಣವ ಒಂದಿಲ್ಲ, ನಮ್ಮ ಗಾಯತ್ರಿ ಹೇಗೆ 1,000 ಆಗಬೇಕು ಉಪನಯನವಾದ ತಕ್ಷಣವೇ, ಯತಿಗಳಿಗೆ ಹಾಗೆ 3,000 ಆಗಬೇಕು ಪ್ರಣವ ಮಂತ್ರ ಆಗಬೇಕು, ಉಳಿದ ಮಹಾಮಂತ್ರಗಳಾಗಬೇಕು. ಮಂತ್ರಕ್ಕೆ 3-4 ಗಂಟೆ ಆನ್ಯಕ ಅವ್ರಿಗೆ ಹೋಗುತ್ತೆ, ಅಷ್ಟು ಟೈಮ್ ಬೇಕಾಗುತ್ತೆ. ಆಮೇಲೆ ಪೂಜೆ ಆಗಬೇಕು. ವಾದಿರಾಜಸ್ವಾಮಿಗಳದ್ದು ಹೆಸರು ಹೇಳ್ಕೊಂಡು ಬಂದಾಗಲೇ ಎಷ್ಟೋ ಜನ ಹೋಗ್ತಾರೆ. ಅವ್ರು ಡೈರೆಕ್ಟ್ ಬಂದಾಗ ಎಷ್ಟು ಜನ ಇರ್ತದೆ? ತೀರ್ಥಕ್ಕೆ ಎಷ್ಟು ಜನ, ಪ್ರಸಾದಕ್ಕೆ ಎಷ್ಟು ಜನ, ಮಂತ್ರಾಕ್ಷತೆಗೆ ಎಷ್ಟು ಜನ, ಮುದ್ರಾಧಾರಣೆಗೆ ಎಷ್ಟು ಜನ, ಅಷ್ಟು ಜನ ನಿಭಾಯಿಸ್ಬೇಕು. ಸಾಯಂಕಾಲ ಸಭೆ ಪಾಠ ಪ್ರವಚನ ಎಲ್ಲ ಆಗಬೇಕು. ಇವೆಲ್ಲದರ ಮಧ್ಯೆ ಗ್ರಂಥ ಬರೀಬೇಕು, ಎಷ್ಟು ಕಷ್ಟ ಇದೆ. ಅದಕ್ಕೆ ಅವ್ರು ಏನು ಮಾಡ್ತಿದ್ರಂತೆ, ಎಲ್ಲ ದೇವರು ಭುಜಂಗಿಸ್ಬೇಕಾದ್ರೆ ಶಿಷ್ಯನಿಗೆ ಹೇಳಿ ಬರ್ಕೋ ಅಂತ ಹೇಳಬೇಕು. ಭುಜಂಗಿಸಿ ಎಷ್ಟೇ 5-10 ನಿಮಿಷ ಅಷ್ಟೇ, ಅಷ್ಟರಲ್ಲಿ ಬರೀಬೇಕು. ದಿವಸಕ್ಕೆ ಒಂದು ಸರ್ಗ ಬರೀತಿದ್ರು. ಶ್ರೀ ವೇದಾಂತ ಮಹಾಚಲಮ್ಮಿ ಬರಿತಃ ಸಂಯೋಜ್ಯ ಸೂತ್ರಾಹಿಪಂ ಹೇಳ್ತಾರೆ. ಸಂಯೋಜ್ಯ ಸೂತ್ರಾಹಿಪಂ, ಸತ್ಸೂತ್ರ ಮತ್ತು ಈ ಒಂದು ಪೂರ್ವಭಟ್ಷಾಸುರೈ ಸಿದ್ಧಾಂತೋಕ್ತಿ ಸುರೇಶ್ವರೇಶ್ಚ ಮಥಿತಃ ಯಕೃಷ್ಣ ದುಗ್ಧಾಂಬುಧಿ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿ. ಶುರು ಮಾಡ್ತಾರೆ ಕೃಷ್ಣನ ಸ್ತೋತ್ರದಿಂದ. ಹೇಗ್ರಿ ದೇವರ ಸ್ತೋತ್ರ, ಮುಂದೆ ಆಚಾರ್ಯ ಮಹಾಲಕ್ಷ್ಮಿ ಸ್ತೋತ್ರ, ರುಕ್ಮಿಣಿ ಸ್ತೋತ್ರ, ಆಚಾರ್ಯರ ಸ್ತೋತ್ರ, ಸರಸ್ವತಿ ಸ್ತೋತ್ರ ಎಲ್ಲ ಮಾಡಿಕೊಂಡು ದಿವಸಕ್ಕೊಂದು ಸರ್ಗ. ಆ ರೀತಿ 1,200 ಚಿಲ್ಲರೆ ಆಗಬೇಕು, 19 ಸರ್ಗ ಅಷ್ಟರಲ್ಲೇ ಮುಗಿಸ್ಬೇಕು, ಶಿಷ್ಯ ಬರ್ಕೋಬೇಕು. ಆ ರೀತಿ 19 ದಿವಸ ಆಯಿತು, 19 ಸರ್ಗದ ಕೃತಿ ಮುಗಿಸಿಬಿಟ್ಟು. ಅಪೂರ್ವವಾದ ಕೃತಿ ಅದು. ಮೊದಲು ಪ್ಲಾನ್ ಮಾಡಿದ್ದಲ್ಲ, ಪ್ರಸಂಗ ನೋಡಿ ತಿಳ್ಕೊಂಡು ಅಲ್ಲೇ ಮಾಡಿದ್ದಷ್ಟೇ. ಅದು ಕೃಷ್ಣನ ಕಥೆ ಆರಿಸಿಕೊಂಡು, ಮಾಘ ಕಾವ್ಯ ಕೃಷ್ಣನ ಕಥೆ ಅದು ಕೂಡ. ಅದರಲ್ಲೇ ಕಂಪೇರ್ ಮಾಡಬೇಕಾದ್ರೆ ಕ್ರಿಕೆಟ್ ಪ್ಲೇಯರ್ನ ಫುಟ್ಬಾಲ್ ಪ್ಲೇಯರ್ ಕಂಪೇರ್ ಮಾಡಬಾರ್ದು, ಅದರಲ್ಲೇ ಕಂಪೇರ್ ಮಾಡಬೇಕು. ಅದು ಕೃಷ್ಣನ ಕಥೆನೇ ಇಬ್ಬರು ಹೇಗೆ ಬರೀತಾರೆ ನೋಡಿ ಅಂತ ತೋರಿಸ್ಬೇಕು. ಈಗ ಶಿಶುಪಾಲ ವಧ ರುಕ್ಮಿಣಿ ಈಶ ವಿಜಯ, ಅಲ್ಲಿಂದಲೇ ಡಿಫ್ರೆನ್ಸ್ ತೋರಿಸ್ತಾರೆ. ಶಿಶುಪಾಲ ವಧ ಆಕೆ ನೆಗೆಟಿವ್ ಆ್ಯಟಿಟ್ಯೂಡ್ ಕಥೆ, ಶಿಶುಪಾಲನ ಕೊಂದ ಕಥೆ, ಕೃಷ್ಣನ ರುಕ್ಮಿಣೀಶನ ಗೆದ್ದ ಕಥೆ ಹೇಗಿರಬೇಕು, ಅಲ್ಲೇ ಕಥೆಯಲ್ಲೇ ವ್ಯತ್ಯಾಸ ತೋರಿಸ್ತಾರೆ. ಪ್ರತಿಯೊಂದರಲ್ಲೂ ಕೂಡ ನೋಡಿದ ತಕ್ಷಣ ಇದು ಫೀಲಿಂಗ್ ಆಗುತ್ತೆ. ಒಂದು ರೀತಿ ಅಮಂಗಳದ ಮಾತು ಬೇರೆ, ಮಂಗಳದ ಮಾತು ಬೇರೆ. ಅದು ಮಂಗಳಕರವಾಗಿ ರುಕ್ಮಿಣೀಶ ವಿಜಯ ಅಂತ ಹೆಸರಿಟ್ಟುಬಿಟ್ಟು ವಾದಿರಾಜ ಸ್ವಾಮಿಗಳು ಅದನ್ನು ತೋರಿಸ್ಬೇಕು. ಅದು ಒಂದು ಅದೆಲ್ಲ ವಿದ್ವಾಂಸರ ಕೆಲಸ ಕೊಟ್ಟರು, ನೋಡಿದ್ರು ಆಶ್ಚರ್ಯಪಟ್ಟುಬಿಟ್ರು. ಅದಕ್ಕೆ ಇದು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ, ಜಸ್ಟ್ ಬೆಟರ್ ಅಲ್ಲ, ಬೆಸ್ಟ್ ಕೃತಿ ಅಂತ ಹೇಳಿಬಿಟ್ಟು ಅದಕ್ಕೆ ಗೌರವ ಕೊಟ್ಟುಬಿಟ್ಟು ಅದು ಮೆರವಣಿಗೆ ಮಾಡಿ. ಅಂದರೆ ಒಂದು ಎರಡು ಕೆಲಸ, ಒಂದು ಅರ್ಹತೆ ಇಲ್ಲದ ಕೃತಿಗೆ ಆ ಒಂದು ಸನ್ಮಾನ ಆಗೋದನ್ನು ತಪ್ಪಿಸಿದ್ರು ಫಸ್ಟ್, ಜೊತೆಗೆ ಯೋಗ್ಯವಾದಂಥ ಕೃತಿಯನ್ನು ತಂದಿಸ್ಕೊಡ್ತೀವಿ ಅಂತ ತಾವೇ ರಚನೆ ಮಾಡಿಕೊಟ್ರು. ಇದಕ್ಕೆ ಎಷ್ಟು ಶಕ್ತಿ ಬೇಕಿದೆ, ಅಂಗಡಿಯಲ್ಲಿ ಪುಸ್ತಕ ಕೊಂಡ್ಕೊಳ್ಳೋಕೆ 20,000 ಸಿಗೋದಿಲ್ಲ ಕೆಲವು ಸಲ, ತಿಂಗಳಗಟ್ಟೆ ಯಾರು ಡಿರಾಕ್ಸ್ ಮಾಡಿ ತೊಗೊಳ್ಳೋಕ್ಕಾಗಲ್ಲ ಕೆಲವು ಸರ್, ಇರೋ ಪುಸ್ತಕನ ಜೆರಾಕ್ಸ್ ಮಾಡೋದು ಕಷ್ಟ. ಅಂಥ ಹೊತ್ತಿನಲ್ಲಿ ಹೊಸ ಪುಸ್ತಕ ಬರೆದು ಕೊಡಬೇಕು ಅಂದರೆ ಎಷ್ಟು ಚಾಲೆಂಜಿಂಗ್ ಆಗಿರಬೇಕು. ಮತ್ತು ಎಲ್ಲ ಕಡೆಗೆ ಅದು ಅದಕ್ಕಿಂತ ಚೆನ್ನಾಗಿರಲೇಬೇಕು. ಮತ್ತು ಆ ಒಂದು ವ್ಯವಸ್ಥಿತವಾಗಿ ಅದನ್ನು ಮೇಂಟೈನ್ ಮಾಡಬೇಕು, ಕೃಷ್ಣನ ಕಥೆಯನ್ನೇ ಹೇಳಿರಬೇಕು, ರುಕ್ಮಿಣಿ ಕಲ್ಯಾಣದಿಂದ ಮುಕ್ತಾಯ ಆಗಬೇಕು. ಈ ರೀತಿ ಪ್ಲಾನ್ ಮಾಡಿ ಬರೀಬೇಕಾದ್ರೆ ಎಂಥ ಅಸಾಧಾರಣವಾದ ಪ್ರತಿಭೆ ಆಗಿರಬೇಕು ಲೆಕ್ಕ ಹಾಕಿ. ಇದೆಲ್ಲ ನಮಗೇನು ಅರ್ಥ ಆಗಿಲ್ಲ ಅಂದರೆ ಇವತ್ತು ರುಕ್ಮಿಣಿ ಎಷ್ಟು ಜನ ಓದ್ತಾರೆ ಏನು ಇಲ್ಲ. ಇದೆಲ್ಲ ತಿಳ್ಕೊಂಡ್ರೆ ಎಂಥ ಒಳ್ಳೊಳ್ಳೆ ಗ್ರಂಥಗಳನ್ನ ನಾವು ಕಳ್ಕೊತಿದ್ದೇವೆ, ಓದೋ ಅವಕಾಶ ಮಿಸ್ ಮಾಡ್ಕೋತಿದ್ದೇವೆ ಅಂತ ಗೊತ್ತಾಗಿಬಿಟ್ರೆ ಇದೆಲ್ಲ ಕಥೆ ಕೇಳಿದ್ದಿರಿ ತಾನೇ ನಮಗೆ ಅನಿಸ್ಬೇಕಾಗ. ಈ ಹೇಳ್ತಾರೆ ನೋಡೇ ಬೇಡ ಒಂದು ಸತ್ಯ ಆಗಿದೆ ಅದರೊಳಗೆ, ಓದಿ ಯಾವಾಗ ಗೊತ್ತಾಗುತ್ತೆ ಎಷ್ಟು ನಿಜವಾದ ಅರ್ಥದಲ್ಲಿ ಸತ್ಯವಾದ ಮಾತು ಅಂತ ಗೊತ್ತಾಗುತ್ತೆ. ಕೆಲವೆಲ್ಲ ಹೊಗಡಿಬಿಟ್ಟಾಗ ಆಮೇಲೆ ನೋಡಿದರೆ ಅಂತ ಅನಿಸಿರೋದಿಲ್ಲ, ಆ ಕಾಲಕ್ಕೆ ಸರಿ ಅನಿಸುತ್ತೆ, ಆಮೇಲೆ ಡಲ್ ಹೊಡೆದ್ಬಿಡುತ್ತೆ. ಇವ್ರದ್ದು ಹಾಗಲ್ಲ, ಇವತ್ತಿಗೂ ಕೂಡ ಎವರ್ ಗ್ರೀನ್ ಅಂತೇವಲ್ಲ, ಅಷ್ಟು ಶ್ರೇಷ್ಠವಾದ ಮನಸ್ಸಿಗೆ ಆನಂದ ಕೊಡ್ತಕ್ಕಂಥ ಕಥೆ ಇದು. ಒಂದು ದೃಷ್ಟಿಯಿಂದ ಕಾವ್ಯ, ಒಂದು ದೃಷ್ಟಿಯಿಂದ ಭಾಗವತ ದಶಮ ಸ್ಕಂಧಕ್ಕೆ ಒಳ್ಳೆಯ ಶೋಕರೂಪವಾದ ವ್ಯಾಖ್ಯಾನ, ಮಧ್ವಾಚಾರ್ಯ ಭಾಗವತ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾದ ಒಳ್ಳೆಯ ವ್ಯಾಖ್ಯಾನ, ಶಾಸ್ತ್ರ ಗ್ರಂಥ ಕಾವ್ಯ ಗ್ರಂಥ ಎರಡೂ ಮಾಡಿಬಿಡ್ತಾರೆ. ಇದಕ್ಕೆಲ್ಲ ಎಷ್ಟು ಪ್ರತಿಭೆ ಬೇಕು, ಎಷ್ಟು ಅಪೂರ್ವವಾದಂಥ ಸಂಘಟನೆ ಬೇಕು, ಹೃದಯ ವೈಶಾಲ್ಯ ಬೇಕು, ಅದೆಲ್ಲ ತಿಳ್ಕೊಂಡವರಿಗೆ ಇಂಥ ಮಹಾನುಭಾವರ ಕಥೆ ತಿಳಿತದೆ. ಬರೀ ಕಥೆಯಾಗಿ ಓದೋದು ದೊಡ್ಡದಲ್ಲ, ಆ ಕಥೆಯ ಪ್ರಭಾವ ಎಷ್ಟು ಅಂತ ನೋಡಬೇಕು. ಇದನ್ನು ಮಾಡಿಕೊಂಡ್ರು. ಆ ಪ್ರಸಂಗ ಮತ್ತೆ ಇನ್ನೊಂದ್ಸರಿ ರಿಪೀಟ್ ಆಯ್ತಂತೆ, ಬೇರೆ ಕಡೆ ಹೋದ ಕಾಲಕ್ಕೆ ನೀವು ಹೇಳಿದ್ರೆ ಹೌದಾ ಅಂತ ಹೇಳಿದಾಗ ತರಿಸ್ಕೊಟ್ಟು ನೋಡಿ ಅಂದ್ರಂತೆ. ಯಾವರೂ ಒಪ್ತಾರೆ, ಹೌದು ನಿಜವಾಗ್ಲೂ ಶ್ರೇಷ್ಠ ಗ್ರಂಥ ಅಂತ ಒಪ್ತಾರೆ. ನಮ್ಮಲ್ಲಿ ಎರಡು, ಸುಮಧ್ವ ವಿಜಯ ರುಕ್ಮಿಣೀಶ ವಿಜಯ, ಎರಡು ಗ್ರಂಥ ಓದಿಬಿಟ್ರು ಅಂದರೆ ಸಂಸ್ಕೃತ ಬಂತು ಅಂತ ಅರ್ಥ ಅವರಿಗೆ. ಅಲ್ಲ, ಸಂಸ್ಕೃತಿನೂ ಬಂತು ಅಂತ ಅರ್ಥ. ಎರಡೆರಡು, ಸಂಸ್ಕೃತನೂ ಬಂತು, ಸಂಸ್ಕೃತಿನೂ ಬಂತು. ಮಾಗ ಓದ್ತಾನೆ ಸಂಸ್ಕೃತ ಬರ್ಬೋದು, ಸಂಸ್ಕೃತಿ ಹೋಗಿಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಆ ಥರ ಆಗ ಮೈನಸ್ ಸಂಸ್ಕೃತಿ ಅದಾಗಬಾರದು. ದೂರದರ್ಶನ ಅಂತೇಳಿ ಕೆಟ್ಟದ್ದು ತೋರಿಸ್ಬಾರ್ದು ಅಂತಾರಲ್ಲ ಆ ಥರ. ಇವತ್ತು ಕಾವ್ಯ ಅಂತೇಳಿ ಕೆಟ್ಟ ಕೆಟ್ಟದ್ದು ಹೇಳಬಾರದು ಅಂತ ಹೇಳಿದವರು ವಾದಿರಾಜ ಸ್ವಾಮಿಗಳು. ಕಾವ್ಯಾಲಾಪಾಂಶ ವರ್ಜಯೇ ಇತ್ತೊಂದು ಮಾತಿತ್ತು, ಕಾವ್ಯಾಲಾಪಗಳನ್ನು ಕೇಳಬಾರ್ದು, ಗೃಹಸ್ಥರು ಕೇಳಬಾರ್ದು, ಯತಿಗಳಂತೂ ಕೇಳಲೇಬಾರ್ದು ಅಂತ ಹೇಳಿಬಿಡ್ತಾರೆ. ವಾದಿರಾಜ ಅವಳು ಬರೀತಾರೆ, ನಾವು ಬರೆದ ಕಾವ್ಯ ಯತಿಗಳು ಕೇಳಬೇಕಾದ ಕಾವ್ಯ ಬರೆದಿದ್ದೇವೆ ಅಂತ ಹೇಳ್ತಾರೆ. ಯಾಕೆ ಯಸ್ಮಿನ್ ಮಂಗಲ ದೇವತಾ ಅಖಿಲ ರಮಾ ನಾಯಕ ಪದ್ಮ ಪದ್ಮಭವಾದಿ ಶೈವ್ಯ ಚರಣ ತದ್ವಲ್ಲಭೋ ನಾಯಕ. ಇದಕ್ಕೆ ಯಾರೋ ನಾಯಕ ಕಥಾನಾಯಕಿ ಅಲ್ಲ, ಮಹಾಲಕ್ಷ್ಮಿ ಕಥಾನಾಯಕಿ ರುಕ್ಮಿಣಿ ದೇವಿ, ಯಾರೋ ಹೀರೋ ಅಲ್ಲ, ಕೃಷ್ಣ ಹೀರೋ. ಅದು ಕೇಳಬೇಕು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಬರೆದು ಹಂಸಾನಾಂ ಹೃದಯಂಗಮಂ ಅಂತ ಹೇಳ್ತಾರೆ. ಯತಿಗಳಿಗೂ ಮನಸ್ಸಿಗೆ ಮುಟ್ಟತಕ್ಕಂಥ ಕೃತಿ ಬರೆದಿದ್ದೇವೆ. ಇದಕ್ಕೆ ಎಷ್ಟು ವಿಶ್ವಾಸ ಬೇಕು? ಕೃತಿ ಬರೆದು ಬಿಡ್ತಾರೆ, ಪಬ್ಲಿಷ್ ಮಾಡಿದ್ರೆ ಹಾಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಧೈರ್ಯ ಇಲ್ಲ ಅವರಿಗೆ. ಕಾಳಿದಾಸ ಕೂಡ ಹೆದರ್ಕೊಂಡು ಬರೀತಾರೆ ಕಾಮ್ಯವಾಗಿ ಅಂತ ಹೇಳಬೇಕಾದ್ರೆ, ಏನೋ ಬರೆದು ಬಿಟ್ಟಿದ್ದೇನೆ, ಈ ಶಾಕುಂತಲ ನಾಟಕವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ, ತುಂಬ ಬರೆದು ಬಿಟ್ಟಿದ್ದೇನೆ, ಆದರೂ ಒಂದು ಭಯ ನನಗಿದೆ ಅಂತ ಹೇಳ್ತಾರೆ. ಆ ವಿದುಷಾಂ ಪರಿತೋಷ ನ ಸಾಧು ಮೊನ್ನೆ ಪ್ರಯೋಗ ವಿಜ್ಞಾನಂ ಅವನು ಮಾತು. ಇದು ಸ್ಟೇಜ್ ಮಾಡಿ ವಿದ್ವಾಂಸರು ಒಪ್ಪೋವರೆಗೂ ನನಗೆ ಸ್ವಲ್ಪ ಗಡಗಡ ಅಂತ ಇರುತ್ತೆ ಅಂತ ಹೇಳ್ತಾರೆ. ಅವನು ಕಾಳಿದಾಸನಂಥ ಕವಿಗೂ ನಂಬಿಕೆ ಪೂರ್ತಿ ಇರಲಿಲ್ಲ, ಆಮೇಲೆ ಹೆಚ್ಚು ಖುಷಿಪಟ್ಟ. ಇವ್ರು ಹಾಗಲ್ಲ, ಆ ಒಪ್ಪೇ ಒಪ್ತಾರೆ ಅಂತ ಹೇಳ್ತಾರೆ. ಈ ಒಂದು ಆತ್ಮವಿಶ್ವಾಸ ಇಲ್ಲದೆ ಹೋದರೆ ಮಾಡೋಕ್ಕಾಗೋದಿಲ್ಲ. ಇದು ಎರಡು, ಒಂದು ಸಾಮರ್ಥ್ಯ ಇದೆ, ಸಾಮರ್ಥ್ಯದ ಬಗ್ಗೆ ಎಚ್ಚರ ಇದೆ, ಅದರಿಂದಲೇ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಈ ರೀತಿ ಗ್ರಂಥಗಳನ್ನು ಬರೆಯೋದೆಲ್ಲ ನಡೆದಿತ್ತು. ಒಂದು ಕಡೆ ಹೋಗಿದ್ರು, ಅವ್ರಿಗೆ ಅಥವಾ ಕ್ರಮವಾಗಿ ಹೇಳ್ತಾ ಇಲ್ಲ, ನಾನು ಹೇಳೋದಕ್ಕೋರು ತುಂಬ ಗಂಟುಗಟ್ಟಲೆ ಸಹ ಬೇಕಾಗುತ್ತೆ, ಹೇಳೋದಕ್ಕಾಗೋದಿಲ್ಲ ಅಂತ ಅಲ್ಲಲ್ಲಿ ಹೇಳ್ತಿದ್ದೇನೆ ಅಷ್ಟೇ. ಅವರು ವಾದಿರಾಜ, ಹೆಸರು ವಾದಿರಾಜ, ವಾದ ಮಾಡೋರಲ್ಲಿ ಚೀಫ್ ಅಂತ ಅರ್ಥ ಆಯಿತು. ಎಂಥ ವಾದದಲ್ಲೂ ಗೆಲ್ತಕ್ಕಂಥ ಅಸಾಧಾರಣವಾದ ವ್ಯಕ್ತಿತ್ವ ಅವರು. ಅವರೇ ಹೇಳ್ತಾರೆ, ವಾದಿ ಮಧ್ವೋ ಯಶ ರಾಜ, ವಾದಿರಾಜೋ ಹರಿಂಭಜೆ. ವಾದಿಗಳು ಅಂದರೆ ಮಧ್ವಾಚಾರ್ಯ, ಅವರು ನಮ್ಮ ರಾಜರು, ಅದಕ್ಕೆ ವಾದಿರಾಜ ಅಂತ ನನ್ನ ಹೆಸರು ಅಂತ ತಾವೇ ಬರ್ಕೋತಾರೆ ಮಾತನ್ನು. ಅಷ್ಟು ಹೆಮ್ಮೆಯಿಂದ ಹೇಳ್ಕೋತಾರೆ. ಎಲ್ಲ ಕಡೆ ವಾದಿಗಳನ್ನು ಸೋಲಿಸಿ ಸೋಲಿಸಿ ಹೋಗ್ತಾ ಇದ್ದರು. ಇವತ್ತು ವಾಕ್ಯಾರ್ಥದಂತೆ ಅವತ್ತಿನ ವಾಕ್ಯಾರ್ಥ ಅಲ್ಲ. ಇವತ್ತಿನ ವಾಕ್ಯಾರ್ಥಗಳಿಗೆ ಒಂದು ವ್ಯವಸ್ಥೆ ಇರೋದಿಲ್ಲ, ಒಂದು ಜಡ್ಜ್ಮೆಂಟ್ ಅಂತಿರೋದಿಲ್ಲ, ಸಭೆಯ ಅರೇಂಜ್ಮೆಂಟ್ ಅಂತಿರೋದಿಲ್ಲ. ಹೆಪಜಾರ್ಡೆ ಕಂಡಕ್ಟ್ ಮಾಡ್ತಾರೆ, ಕೊನೆಗೆ ಎಲ್ಲರೂ ನಾವೇ ಗೆದ್ದಿ ಅಂತ ಹೇಳ್ಕೊಂಡು ಆಡ್ತಿರ್ತಾರೆ ಅಷ್ಟೇ, ಅರ್ಥ ಇಲ್ಲ. ಹಿಂದೆ ಹಾಗಲ್ಲ, ಅದು ಟೆಸ್ಟೆಡ್ ಆಗಬೇಕು. ತುಂಬಿದ ಸಭೆಗಳಲ್ಲಿ ವಿದ್ವಾಂಸರು ಒಪ್ಪಬೇಕು, ಅದನ್ನು ಸೋಲುಗಳು ತೀರ್ಮಾನ ಮಾಡಬೇಕಾಗಿತ್ತು. ಅದರಲ್ಲೆಲ್ಲ ವಾದಿರಾಜರು ಗೆದ್ದುಕೊಂಡು ಬರ್ತಾ ಇತ್ತು. ಎಲ್ಲ ಜನ ಕೇಳಿದರು, ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದರು, ಇವ್ರನ್ನ ಹೇಗಾದರೂ ಸೋಲಿಸ್ಬೇಕು, ಅದು ಸುಲಭದ ಕೆಲಸ ಅಲ್ಲ, ಅದಕ್ಕೆ ಪ್ಲಾನ್ ಮಾಡಿಬಿಟ್ರು. ಇಂಥ ದಿವಸ ವಾದ ಅಂತ ಫಿಕ್ಸ್ ಮಾಡೋದು, ಇಲ್ಲ ಸಾರಿ ಪೋಸ್ಟ್ಪೋನ್ಮೆಂಟ್ ಕೇಳೋದು, ಮತ್ತೆ ಕೋರ್ಟಲ್ಲಿ ಮಾಡ್ತಾರೆ, ರೈವೇರಿಟೇ ಪೋಸ್ಟ್ಪೋನ್ ಅಡ್ಜರ್ನ್ ಮಾಡೋದು ಮಾಡ್ತಾ ಬಂದುಬಿಟ್ರು. ಇವತ್ತು ಯಾರೋ ಪ್ರಸಂಗ ಬಂತು ಆಗಲಿಲ್ಲ, ನಾಳೆ ಪ್ರಸಂಗ ಬಂತು ಆಗಲಿಲ್ಲ, ಪೋಸ್ಟ್ಪೋನ್ ಮಾಡ್ತಿದ್ರು. ಉದ್ದೇಶ ಏನು ಅಂದರೆ, ವಾದಿರಾಜ ಸ್ವಾಮಿ ಪರ್ಯಾಯಕ್ಕೆ ಉಡುಪಿ ವಾಪಸ್ ಹೋಗಬೇಕಾಗಿತ್ತು. ಇದು ನಡೀತಿದ್ದು ಆ ಕಡೆ ಭಾರಿ ದೂರದ ಜಾಗದಲ್ಲಿ ನಡೀತಾ ಇತ್ತು ವಾದ. ಅವ್ರ ಪ್ಲಾನ್ ಏನಂದರೆ ಪೋಸ್ಟ್ಪೋನ್ ಮಾಡ್ತಾ ಇರೋದು. ವಾದಿರಾಜ ಸ್ವಾಮಿ ತುಂಬ ದಿವಸ ಕಾಯಲಕ್ಕ ಉಡುಪಿಗೆ ಹೋಗಬೇಕಾಗಿತ್ತು. ಅವರು ವಾಪಸ್ ಹೋದ ತಕ್ಷಣ ನೋಡಿದ್ರೆ ನಾವು ಡೇಟ್ ಕೊಟ್ಟರು ಎಸ್ಕೇಪ್ ಆಗಿಬಿಟ್ರು, ವಾದಿರಾಜ ಸ್ವಾಮಿ ಅಪಪ್ರಚಾರ ಮಾಡೋದು. ಇದು ಮನುಷ್ಯರ ಪದ್ಧತಿ, ಅದಕ್ಕೆ ಕಾಯ್ತಾ ಇದ್ರು. ಅದಕ್ಕೆ ಇನ್ನು ವಾದಿರಾಜ ಅವ್ರು ಹೋಗ್ತಾ ಇದ್ರು, ನೋಡ್ತಿರೋದು ನಾಳೆ ಬರ್ತೀವಿ ಅಂತ ಹೇಳೋದು. ನಾಲ್ಕು ದಿವಸ ನೋಡಿದ್ರು ಗೊತ್ತಾಯ್ತು, ಇವರು ಟ್ಯಾಕ್ಟಿಕ್ಸ್ ಅರ್ಥ ಆಯ್ತು ಅವರಿಗೆ. ಇವರು ಉದ್ದೇಶಪೂರ್ವಕ ಮೋಸ ಮಾಡಿಕೊಂಡಿದ್ದಾರೆ. ನಾನು ಹೋದ ಮೇಲೆ ಸೋತರು ಅಂತ ಗಲಾಟೆ ಎಬ್ಬಿಸ್ತಾರೆ ಅಷ್ಟೇ, ಒಂದು ಕೆಲಸ ಮಾಡೋಣ ಅಂಥೇಳಿ. ಅಲ್ಲಿ ದೊಡ್ಡ ವಿದ್ವಾಂಸರಿದ್ದರು, ಅವರು ಇವ್ರ ಹತ್ರ ಒಂದು ನಮಸ್ಕಾರ ಏನೋ ಕೇಳೋಕ್ಕೆಂತ ಬಂದಿದ್ರು ಪಾಪ, ನಮಸ್ಕಾರ ಮಾಡಿದರು. ಆದರೆ ತಕ್ಷಣ ಅದನ್ನು ಈ ಕಡೆ ಚೇಂಜ್ ಮಾಡಿಬಿಟ್ರು, ಏನು ಆಚಾರ್ಯ ಅಂತ ಕೇಳಿದರು, ಏನೋ ಕೇಳೋಕ್ಕೆ ಬಂದೆ ಅಂತೇಳಿ. ನೀವು ಕೇಳೋ ವಿಚಾರ ಆಮೇಲೆ ಆಗಲಿ, ನಾವು ಹೇಳಿದ್ದೀನಿ ಫಸ್ಟ್ ಮಾಡಿ ಅಂದರು. ಏನು ಅಂದರೆ ವಾದಕ್ಕೆ ಡೇಟ್ ಫಿಕ್ಸ್ ಆಗ್ತಾ ಇದೆ, ಅವ್ರು ಬರ್ತಾ ಇದ್ದಾನೆ, ನಮಗವ್ರು ವಾದ ಆಗಬೇಕಾಗಿದೆ, ನಾವು ಉಡುಪಿಗೆ ಹೋಗಲೇಬೇಕಾಗಿದೆ ಈಗ, ಅದು ನನ್ನ ಪಾರ ನೀವು ವಾದ ಮಾಡಿ ಅಂತ ಹೇಳಿದರು. ನೀವು ವಾದ ಮಾಡಿ ಸ್ವಾಮಿ, ನಾನು ಅಂಥ ದೊಡ್ಡ ವಿದ್ವಾಂಸನಲ್ಲ, ನಿಂತ ಅನುಭವದ ಜಾಸ್ತಿ ಇಲ್ಲ ಅಂತ ಹೇಳಿದರೆ ಅದೆಲ್ಲ ಯೋಚನೆ ಮಾಡಬೇಡಿ, ಮಂತ್ರಾಷ್ಟ್ರದಲ್ಲಿ ಕೊಡ್ತೇನೆ, ವಾದ ಮಾಡಿ ಗೆಲ್ಲಿ ಉಡುಪಿ ಬನ್ನಿ, ನೀವು ಕೇಳಿದ್ ಕೊಡ್ತೇನೆ ಅಂತ ಹೇಳಿದರು. ಮುಗಿದೋಯ್ತು ಅಷ್ಟೇ, ಯಾಗ ಬೇರೆ ಕರೆಸಿ ಅಂತ ಹೇಳಿಲ್ಲ, ನೀವೇ ಗೆಲ್ಲಬೇಕು. ಆಯಿತು, ಬಂದರು ಅವರು, ಕೊಟ್ಟರು ಅವ್ರಿಗೆ ಮಂತ್ರಾಷ್ಟ್ರದ ಕೊಟ್ಟರು, ನಮ್ಮ ಆಮೇಲೆ ಗೆದ್ದು ವಾಪಸ್ ಬನ್ನಿ ಅಂತ ಹೇಳಿ ಮುಂದೆ ಹೊರಟುಬಿಟ್ಟು ಉಡುಪಿ ಕಡೆ ಹೊರಟುಬಿಟ್ರು. ಇದನ್ನು ಅವ್ರು ವಾಚ್ ಮಾಡ್ತಾ ಇದ್ರು. ವಾದಿರಾಜ ಸ್ವಾಮಿ ಹೋದ್ರು ಅಂತ ಗೊತ್ತಾದ ತಕ್ಷಣ ಬರೆದ್ಬಿಟ್ಟು ಬರೆದ ವಾದಕ್ಕೆ ಬಂದ್ಬಿಟ್ಟು, ಇವ್ರು ಯಾವ ಮಹಾಪಂಡಿತ ಸೋಲಿಸ್ಬಿಡ್ಬೇಕು ಅಂತೇಳಿ. ಆದರೆ ಒಳಗೆ ವಾದಿರಾಜ ಸ್ವಾಮಿ ಕೊಟ್ಟ ಮಂತ್ರಾಕ್ಷತೆ ಇದ್ದರೆ ಎಚ್ಚರ ಇವರಿಗಿಲ್ಲ, ಏನು ವೈರ್ ಅಂತ ತಿಳ್ಕೊಂಡು ಲೈವ್ ವೈರ್ ಬಿಟ್ಟದಾಗ ಆಗಬೇಕು ಅವ್ರಿಗೆ, ಅಷ್ಟೇ ಆಯಿತು. ಏನೋ ಆರ್ಡಿನರಿ ವೈರ್ ಅಂತ ತಿಳ್ಕೊಂಡ್ರೆ ಮುಟ್ಟಿಮೇಲೆ ಶಾಕ್ ಹೊಡಿಬೇಕು. ಆ ರೀತಿ ಮಾಡಿದ್ದು ಶುರುವಾಯಿತು ವಾದ. ಅವ್ರಿಗೆ ಆಶ್ಚರ್ಯನೇ ಆಶ್ಚರ್ಯ, ಏನು ಕೇಳಿದ್ರು ಪಟ ಪಟ ವಾದಿರಾಜ ಸ್ವಾಮಿ ಉತ್ತರ ಹೇಳ್ದಾಗ ಹೇಳ್ತಾ ಇದ್ದಾರೆ. ಏನು ಅರ್ಥ, ಉತ್ತರ ಗುತ್ತಿ ಕೊಡ್ಲಿಕ್ಕಾಗಲೇ ಇಲ್ಲ, ಪೂರ್ತಿ ಸೋಲಿಸಿಬಿಟ್ರು. ಸೋಲಿಸಿಬೇಕು, ಹಿಂದಿನ ಕಾಲ ಸುಮ್ಮನೆ ಹೋಗಾಗಿಲ್ಲ, ರೈಟಿಂಗ್ನಲ್ಲಿ ಕೊಡಬೇಕು ಸೋತೆ ಅಂತ. ಅವ್ರು ಜಯಪತ್ರಿಕೆ ಅಂತ ಹೆಸರು ಅದಕ್ಕೆ, ಜಯಪತ್ರಿಕೆ ಕೊಟ್ಟು ಮುಂದೆ ಹೋಗ್ಬೇಕು, ಡಿಫೀಟೆಡ್ ಅಂತ ಒಪ್ಕೋಬೇಕು. ಎಲ್ಲ ಸೋತ, ಬರ್ಕೊಟ್ಟ, ನಾ ಸೋತೆ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡ್ರು ಅವರು, ಸೀದಾ ಉಡುಪಿ ಕೊಟ್ರು. ಅಷ್ಟೊತ್ತು ಇಟ್ಸ್ ಲಾಂಗ್ ಜರ್ನಿ, ಅದೆಲ್ಲ ಎಷ್ಟೋ ದಿವಸ ನಡೆದೋಗಿತ್ತು. ವಾದಿರಾಜ ಉಡುಪಿಯಲ್ಲಿದ್ದಾಗ ಬಂದರು, ಜಯಪತ್ರಿ ಸ್ವಾಮಿ ಗೆದ್ದಿದ್ದೇನೆ, ತಗೋಬೇಕು, ಸ್ವೀಕಾರ ಮಾಡಬೇಕು ಅಂತ ಕೊಟ್ಟರು. ನಿಮಗೇನು ಬೇಕು, ಒಳ್ಳೆ ಸೇವೆ ಮಾಡಿದ್ದೀರಿ ಅಂತ ಕೇಳಿದ ತಕ್ಷಣ ಆ ವಿದ್ವಾಂಸರು ಭಾರಿ ಬುದ್ಧಿವಂತರು, ಯೋಚನೆ ಮಾಡಿಬಿಟ್ರಾಗಲೇ, ಸ್ವಾಮಿ ನನಗೆ ನಿಮ್ಮಂಥ ಮಗ ಬೇಕು ಅಂತ ಕೇಳಿದಾರಂತೆ. ಅಂತಿಂಥದ್ದು ನಿಮ್ಮಂಥ ಮಗ ಬೇಕು, ಎಷ್ಟು ಬುದ್ಧಿವಂತಿಗೆ ಉಪಯೋಗಿಸ್ಬಿಟ್ರು ಅಂದರೆ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರು ಅವರು. ತಕ್ಷಣ ತಥಾಸ್ತು ಅಂದರು. ಅವ್ರಿಗೆ ಮಗ ಹುಟ್ಟಿ, ಇವ್ರ ಹೆಸರು ಆನಂದಾಚಾರ್ಯರು ಅಂತ ಹೆಸರು. ಹುಟ್ಟಿದ ಮಗ ವಿದ್ಯಾಧೀಶ ಸ್ವಾಮಿಗಳು ಹುಟ್ಟುತ್ತ ದೊಡ್ಡ ಜ್ಞಾನಿಗಳು ಹುಟ್ಟಿ ಬರ್ತಾರೆ. ಆ ದೊಡ್ಡ ಜ್ಞಾನಿಗಳಾಗಿ ರಾಯರ ಸೀನಿಯರ್ ಕಂಟೆಂಪರರಿ ಅವರು, ಭಾರಿ ವಿದ್ವಾಂಸರು, ಉಡುಪಿಯಲ್ಲಿ ತುಂಬ ವರ್ಷಗಳ ಕಾಲ ಇದ್ದವರು, ಮಹಾ ತಪಸ್ವಿಗಳು, ಮಹಾ ದೊಡ್ಡ ಅಪೂರ್ವವಾದ ವಾಕ್ಯಾರ್ಥ ಬರೆಯೋರು, ಒಳ್ಳೆ ಗ್ರಂಥ ವಾಕ್ಯಾರ್ಥ ಚಂದ್ರಿಕಾ ಸುಧಾ ಟಿಪ್ಪಣಿ ಬರೆದವರು. ಈಗ ಅರ್ಥ ಆಗ ವಾದಿರಾಜ ಅನುಗ್ರಹ ಮಾಡಿದರೆ ಎರಡು ಮುಖ ಕಾಣಿಸ್ತೀವಿ. ವಾದಿರಾಜ ಸ್ವಾಮಿ ವಾದ ಮಾಡಲಿಕ್ಕೆ ಬರುತ್ತೋ ಜನಕ್ಕೆ ಅರ್ಥ ಆಗಿತ್ತು, ಇನ್ನೊಬ್ರಿಗೆ ಅನುಗ್ರಹ ಮಾಡಿ ವಾದ ಮಾಡಿಸ್ಲಕ್ಕೂ ಬರುತ್ತೆ ಅಂತ ತೋರಿಸ್ಕೊಡ್ರಿ. ಯಾಕಂದ್ರೆ ತಮಿಗೆ ಬರುತ್ತೆ, ಇನ್ನೊಬ್ರ ಕೈಲಿ ಮಾಡಿಸ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅಡುಗೆ ನಾನೇ ಮಾಡ್ತೀನಿ, ನಾನೇ ಬಡಿಸ್ಕೊತೀನಿ, ಇನ್ನೊಬ್ರಿಗೆ ಹೇಳಿ ಮಾಡಿಸೋದು ಆಗೋದಿಲ್ಲ ಅಂತಿರ್ತಾರೆ. ಆ ಥರ ಎಷ್ಟೋ ಆಫೀಸರ್ಗಳು ಕೂಡ ಹೇಳ್ತಾರೆ, ಈ ಕೆಲಸ ಮಾಡಿಸೋದು ಭಾರಿ ಕಷ್ಟ ಈಗಿನ ಕಾಲಕ್ಕೆ ಅಂತೇಳಿ. ವಾದಿರಾಸ ಎರಡೂ ಬರ್ತಿತ್ತು, ಮಾಡಬಲ್ಲರು ಮಾಡಿಸಬಲ್ಲರು. ಇದರಿಂದ ಕೀರ್ತಿ ಇನ್ನೂ ಜಾಸ್ತಿ ಆಗೋಯ್ತು. ಅವರ ಸಿದ್ಧಿ ಅನುಗ್ರಹ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ಬುದ್ಧಿವಂತಿಕೆ ಅದು ಬೇಕು ಜೊತೆಗೆ. ಒಳ್ಳೆ ಕೆಲಸ ಪ್ರಾಬ್ಲಮ್ ಆಗಿ ಏನು ದರಿದ್ರೆ ಬರ್ತಾ ಇಲ್ಲ ಹೋಗ್ತಾ ಇಲ್ಲ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳಿಲ್ಲ, ಟೆಕ್ನಿ ತಿಳ್ಕೊಂಡ್ರೆ ಏರ್ಪಾಡು ಮಾಡಿದ್ರೆ ಹೊರಟ್ಬಿಡೋ ತಕ್ಷಣ. ಇದು ಕೆಲವು ಎಷ್ಟು ಒಂದು ಮುತ್ಸದ್ದಿತನ ಅಂತ ಕರೀತಾರೆ. ಆಲ್ರೌಂಡ್ ಕೇಪಬಿಲಿಟಿ ಇದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇತ್ತು ಎಷ್ಟು ಮಾಡ್ತಾರೋ ಅದರ ಲೆಕ್ಕನೇ ಇಲ್ಲ. ಸಂಚಾರ ಮಾಡ್ತಾ ಮಾಡ್ತಾ ಹೊರಟರು. ಇನ್ನೊಂದು ಸಲ ಡೆಲ್ಲಿ ಪ್ರಾಂತ್ಯಕ್ಕೆ ಬಂದರು ಶಿಷ್ಯರು. ಒಂದು ಕಡೆಗೆ ಹಿಂದೆಲ್ಲ ಮಠಗಳಿಗೆ ಹೋಗಿ ಮನೆಗಳಿಗೆ ಹೋಗಿ ಮಾಡೋದೆಲ್ಲ ಒಂದು ಪದ್ಧತಿ, ಶಿಷ್ಯರಿದ್ದರೆ ಸರಿ, ಇಲ್ಲದೆ ಹೋದರೆ ನದಿ ತೀರ್ಥೋ ಎಲ್ಲೋ ಒಂದು ಕಡೆ ಪೂಜೆ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ತಿದ್ರು ಅಷ್ಟೇ. ಆ ಸರಳವಾದ ಜೀವನ ಆಗಿನ ಕಾಲಕ್ಕೆ ವೈಭವಗಳು ಭಾರಿ ಕಡಿಮೆ. ವಿದ್ಯಾ ವೈಭವ ಇತ್ತಾಗ, ತತ್ವ ವೈಭವ ಇತ್ತು, ಈ ವೈಭವಗಳು ಕಡಿಮೆ. ಈ ವೈಭವ ಜಾಸ್ತಿ ಆಗೋದು ಮಿಸ್ ಆಗಿಬಿಟ್ಟಿದೆ ಪೂರ್ತಿಯಾಗಿ. ಅದು ಆದರೆ ಹಿಂದಿನ ಕಾಲದ ರೀತಿಯೇ ಬೇರೆ ಇತ್ತು. ಎಲ್ಲ ಒಂದು ಕಡೆ ಇಳ್ಕೊಂಡು ಪೂಜೆ ಮಾಡಬೇಕಾಯಿತು. ಶಿಷ್ಯರಿಗೆ ಹೇಳಿದರು, ಶಿಷ್ಯರದೊಂದು ಪದ್ಧತಿ, ಯಾವ ಜಾಗ ಸಿಕ್ಕರೆ ಒಂದು ಮಂಟಪ ಹಾಕಿಬಿಡ್ತಾ ಇತ್ತು ನಡಿ ಅಂತೇಳಿ. ಒಂದು ಕಡೆ ಮಂಟಪ ಹಾಕೇಬಿಟ್ರು ಶಿಷ್ಯರು. ಮಠದ ಜನಗಳು ವಿಚಿತ್ರ ಹೊರಟು ಹೋದು ಇದು ಹೋದು ಆ ಸಭೆಗೆ ಏನೋ ಮಾಡಿ ಹಾಕಿಬಿಡ್ತಾರೆ. ದೊಡ್ಡ ಇದ್ರ ಮೇಲೆ ಹಾಕಿದ್ರು ಪೀಠ, ರಾಜರಾಜ ಪೂಜೆ ಕುತ್ಕೊಂಡ್ರು ಬಂದುಬಿಟ್ರು ಅಲ್ಲಿಗೆ. ಜನ ಬಂದು ಹೇಳ್ತಾರೆ, ಸ್ವಾಮಿ ಅದು ಗೋರಿ, ಅದು ಮುಸಲ್ಮಾನ ಒಬ್ಬನು ಗೋರಿ, ರಾಜನ ಮಗ ಅವಧ್ಯ ಸತ್ತಿದ್ದಂತೆ ಗೋರಿ ಮಾಡಿ ಹೋಗಿಬಿಟ್ಟಿದ್ದಾರೆ. ಇವಾಗ ಶಿಷ್ಯರು ಒಳ್ಳೆ ಫ್ರೆಶ್ಶಾಗಿ ಕಳಿಸ್ತು ಮೇಲೆ ಹಾಕಿಬಿಟ್ಟಾರೆ ಅವಳಿಗೆ. ಅಷ್ಟು ಅಷ್ಟು ಕಳಿಸೋದು ಹಾಕಿಬಿಟ್ಟು ಉಳಿದವರಾಗಿ ಶಿಷ್ಯರಿಗೆ ಶಾಪ ಹಾಕಿ ಏನೋ ಮಾಡಿಬಿಡ್ತಿದ್ರು. ಯಾರೋ ಬಂದು ಕೇಳ್ಕೊಂಡಂತೆ ಪೂಜೆ ಮುಗಿತಾವು, ಮತ್ತೆ ಪೂಜೆ ಯಾರು ಮಾತಾಡ್ಸಾಗಿಲ್ಲ ಮಧ್ಯದ ಹೊತ್ತಿನಲ್ಲಿ ಮಾತಾಡಬಾರ್ದು. ಎತ್ತೆಗಳು ಪೂಜೆ ಕೂತರು ಅಂದಮೇಲೆ ಮಾತಾಡೋಗಿಲ್ಲ, ಸ್ಫೂರ್ತಿ ದೇವರ ಧ್ಯಾನ ಮಾಡಿದ್ರು ಪೂಜೆ ಮಾಡಬೇಕು. ಎಲ್ಲ ಪೂಜೆ ಮುಗಿತು, ತೀರ್ಥ ಕೊಟ್ಟರು. ಅವಾಗ ಹೇಳಿದರು, ಸ್ವಾಮಿ ಅದು ಗೋರಿ, ಅದು ಇವತ್ತಷ್ಟೇ ರಾಜಕುಮಾರ ಹಾವು ಕಡೆ ಸತ್ತೋಗ್ಬಿಟ್ಟಿದ್ದಾರೆ, ಅವರು ಸಮಾಧಿ ಮಾಡಿ ಹೋಗಿದ್ದಾರೆ, ಅಲ್ಲಿ ಮಂಟಪ ಹಾಕಿ ಪೂಜೆ ಆಗಿಬಿಟ್ಟಿದೆ, ಎಂಥ ಮೈಲಿಗೆ ಆಗಿರುತ್ತೆ ಅಂತ. ಉಳಿದವರಾಗಿರು ಎಷ್ಟು ಶಾಪ ಹಾಕಿದ್ರು ಲೆಕ್ಕನೇ ಇಲ್ಲ. ಶಿಷ್ಯನ ಬೈದು, ಅವ್ರನ್ನ ಬೈದು, ಎಲ್ಲ ಬೈದು, ಏರೋಡೋ ಮಾಡಿಬಿಡ್ತಿದ್ರು. ಆದರೆ ಸಂಗಡ ಯೋಚನೆ ಮಾಡಿದ್ರು, ಶಿಷ್ಯ ಮಾಡಿರಬಹುದು, ಆದರೆ ದೇವರ ಸಂಕಲ್ಪ ಆಚಾರ ಮುಟ್ಟಿದ ಅದು ಕೈ ಮುಟ್ಟಿದ ದೇವರಲ್ಲಿ ಕೂತಿದ್ದಾರೆ ಅಂದರೆ ಸಾಮಾನ್ಯವಾದದ್ದಲ್ಲ. ಅವ್ರು ತಕ್ಷಣ ಹೇಳಿದರು, ಇದು ಮೈಲಿಗೆ ಜಾಗ ಅಲ್ಲ, ದೇವ್ರ ಕೂತ್ಮೇಲೆ ಮೈಲಿಗೆ ಜಾಗ ಅಲ್ಲ, ಮೈಲಿಗೆ ಜಾಗ ಅಲ್ಲ ಆದಮೇಲೆ ಒಳಗಿರೋ ಶವ ಅಲ್ಲ, ಆದರೆ ಬದುಕಿದ್ದಾನೆ ಅಂತ ಅರ್ಥ. ಯಾವ ಥರ ತೀರ್ಮಾನ ಮಾಡ್ತಾರೆ, ಮೈಲಿಗೆ ಜಾಗ ಸಾಧ್ಯತೆ ಇಲ್ಲವೇ ಇಲ್ಲ, ದೇವ್ರು ಮುಟ್ಟಿದ್ದಾರೆ. ಪವಿತ್ರಾಣ ಪವಿತ್ರಮ್ಯೋ ಮಂಗಳಾನಾಂಚ ಮಂಗಳಂ ಅದು ಸತ್ಯ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಟ್ರಂತಾಗಲೇ. ರಾಯರು ಮಾಡಿದಾರಲ್ಲ, ಶ್ರೀಕಂಠನ ಮಗು ಸತ್ಯ ಇದೆ ಅಂದರೆ ಮನೆ ದೇವ್ರನ್ನ ಕರೆಸಿ ಭಿಕ್ಷೆ ಮಾಡಿಸಿ ಎಲ್ಲ ತೊಗೊಂಡ್ಮೇಲೆ ಮಗು ಹೇಗೆ ಸಾಯುತ್ತೆ ಅಂತ ಕೇಳ್ತಾರೆ. ಆ ಭಾವನೆ ಇರೋದು, ಅಯ್ಯೋ ಮಗು ಸತ್ಯತ ಅಂತೇಳಿ ಶಾಪ ಹಾಕಿ ಗೋಳು ಮಾಡಿ ಬರೀ ಸ್ನಾನ ಆಗಿ ನಾ ಬೈಕ್ ಹತ್ರ ಓಡಾಡ್ತಿದ್ರೆ ಅರ್ಥ ಅಲ್ಲ, ಸಾಧ್ಯನೇ ಇಲ್ಲ. ಮಗು ಕೂಸಿನ ಕರ್ಕೊಂಡು ಬನ್ನಿ ಅಂದರು, ಪುರುಷರು ಎದ್ದೇ ಕೂತ್ಬಿಡ್ತು ಕೂಸು. ಇದನ್ನು ನಾವು ಇದು ಕರಿತೇವೆ ನಿಜವಾದ ವಿಶ್ವಾಸ ಒಂದು ಸಾಮರ್ಥ್ಯ ಅಂದರೆ ಇದು ಖಂಡಿತ ಗೋರಿಯಲ್ಲ. ಈ ಸುದ್ದಿ ಕೇಳ್ತಿರ್ಲಿಕ್ಕೇ ಜನಕ್ಕೆ ಆಶ್ಚರ್ಯವಾಯಿತು, ಯಾರದೋ ಆದರೂ ಖುಷಿ ಆಗ್ತಿತ್ತು. ರಾಜನ ಮಗ, ಸುಲ್ತಾನನ ಮಗ ಕೇಳಬೇಕಾ? ತಟ್ಟ ಸುಲ್ತಾನಿ ಸುದ್ದಿ ಹೋಯಿತು, ಯಾರೋ ದೊಡ್ಡ ಯತಿಗಳು ಬಂದಿದ್ದಾರೆ, ನಿನ್ನ ಮಗ ಸತ್ತಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ರಾಜನಿಗೆ ಇಂಥ ಹೊತ್ತಿನಲ್ಲಿ ಎಷ್ಟು ಆನಂದ ಆಗುತ್ತೋ ಸಾಧ್ಯ ಇಲ್ಲ. ಓಡಿ ಬಂದರು ಎಲ್ಲರೂ ಕೂಡ, ಸ್ವಾಮಿ ಅಂದರು, ಹೌದು ಸತ್ತಿಲ್ಲ ನೋಡ್ರಿ ಅಂದರು. ತಷ್ಟ ತೆಗೆದು ನಿಜವಾಗ್ಲೂ ಗೋರಿ ಮಾಡಿದ್ಮೇಲೆ ಸತ್ತಿಲ್ಲದವರು ಸತ್ತೋಗಿರ್ತಾರೆ ಆ್ಯಕ್ಚುಲಿ, ಅಷ್ಟೊತ್ತಿಗೆ ಅವತ್ತಲ್ಲಿ ಸತ್ತೋಗಿರ್ಬೇಕಾಗಿತ್ತು. ಅಂಥದ್ದು ಸತ್ತಿಲ್ಲ, ಇದು ಭಾರಿ ಗ್ರೇಟ್ ಇದು. ಆದರೆ ಎಷ್ಟು ಸಿದ್ಧಿ ಇತ್ತು ಇದು, ಇದನ್ನ ನಾವು ಬರೀ ಲೌಕಿಕದಿಂದ ಪ್ರೂವ್ ಮಾಡೋದಲ್ಲ, ಸತ್ವಜ್ಞಾನದಿಂದ ಮಾತ್ರ ಸಾಧ್ಯ. ಕೆಲವು ವಿಜ್ಞಾನಿಕ ವಿಚಾರ ಕಾಮನ್ ಸೆನ್ಸ್ ಹೇಳೋಕ್ಕಾಗೋದಿಲ್ಲ, ವಿಜ್ಞಾನ ಗೊತ್ತಿದ್ರೆ ಮಾತ್ರ ಹೇಳಕ್ಕೆ ಬರೋದು. ತತ್ವಜ್ಞಾನದ ವಿಚಾರ ಹಾಗೆ ಅಬೌವ್ ಸೈನ್ಸ್ ಅವೆಲ್ಲ ಕೂಡ, ಕಾಮನ್ ಸೆನ್ಸಿನ ಮೇಲೆ ವಿಜ್ಞಾನ ಇದೆ, ಅದರ ಮೇಲೆ ತತ್ವಜ್ಞಾನ ಇದೆ. ತಕ್ಷಣ ತೆಗೆದ್ರು ಉಪಗುವರು, ಒಂದು ಪ್ರೋಕ್ಷಣೆ ಮಾಡಿದರು, ಉಸಿರಾಳಕ್ಕೆ ಶುರುವಾಯಿತು. ಆಗಲೇ ನೋಡಿದ ಸುಲ್ತಾನ ಆಶ್ಚರ್ಯನೇ ಆಶ್ಚರ್ಯ ಅವನಿಗೆ, ಅವ್ರ ಮಗು ಬದುಕಿದ್ದಕ್ಕಿಂತ ಇಂಥ ವ್ಯಕ್ತಿಗಳು ಕಂಡು ಆಶ್ಚರ್ಯ ಆಗೋಯ್ತು. ಸ್ವಾಮಿ ಏನಿದೆ ನೋಡಿ, ಮಗ ಕರ್ಕೊಂಡೋಗಿ ಆ ಕಡೆ ಅಂತ ಹೇಳಿದರು. ಕೆಲವರು ಶಾಪಲ್ಲಿ ಬದಿಸಿದ್ದರಿಂದ ಮತ್ತೆ ಒಳಗೆ ಹಾಕಲಿ ಅಂತನಲಿಲ್ಲ, ಕರ್ಕೊಂಡೋಗು ಅಂತ ಹೇಳಿದರು. ಅವ್ರು ಹೇಳಿದ, ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ, ಏಕಮಾತ್ರ ಪುತ್ರ ನನಗೆ, ಅಂಥವ್ರು ಸತ್ತೋಗಿದ್ದ, ನೀವು ಬದುಕಿಸಿದ್ರಿ, ನಿಜವಾಗ್ಲೂ ಏನು ಹೇಳಿದ್ರು ನನಗೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಆನೆಗಳೇ ಒಂಟೆಗಳ ಮೇಲೆ ರತ್ನ ವಜ್ರ ವೈಢೂರ್ ತುಂಬಿಸಿಕೊಟ್ಟಂತೆ ಕಾಣಿಕೆಯೇ. ಮತ್ತು ಎಷ್ಟೋ ಜನ ಸಾಮಾನ್ಯವರಿಗೇ ಲಕ್ಷಾಂತರ ಖರ್ಚು ಮಾಡ್ತಾರೆ. ಅವನು ಹೇಳಿ ಕೇಳಿ ಸುಲ್ತಾನ ಕೇಳಬೇಕಾ? ಬೇಕಾಷ್ಟು ಕೊಟ್ಟ. ಅವ್ರು ಹೇಳ್ತಾರೆ, ನನಗೆ ಬೇಕಿಲ್ಲ ಅಂತ ಹೇಳಿದರು ಫಸ್ಟ್. ಇದು ಜ್ಞಾನಿಗಳ ಮತ್ತೊಂದು ಲಕ್ಷಣ. ಮತ್ತೆ ಏನು ಬೇಕಾದ್ರೆ ಮಾಡ್ಬೋದು, ಫಲ ಬೇಡ ಅಂತ ಹೇಳೋದು ಭಾರಿ ಕಷ್ಟ. ಬೇಡ ಬೇಡ ಅಂತ ಮನುಷ್ಯ ತೊಗೊಂಡ್ಬಿಡ್ತಾನೆ, ಆ ಥರ ಆಗ್ತದೆ. ಮಹಾಫಲೇಶು ಕದಾಚನ, ಕಾಫಿ ತಿಂಡಿ ಬಿಡೋಕ್ಕಾಗಲ್ಲ ಮನುಷ್ಯನ ಕೈಯಲ್ಲಿ, ಅಂಥದ್ದು ಅಂಥ ವೈಭವ ಯಾರು ವೈಭವ ಬಿಡ್ತಾರ? ಬೇಡ ಅಂದರೆ ಬೇಡ ಅಂತ ಮುಂದೆ ಹೊರಟೇ ಬಿಟ್ರು. ರಾಜ ಬಿಡಲೆ ಹಿಂದೆ ಕಳಿಸ್ತೆ ಅವ್ರ ಹಿಂದೆನೆ, ಎಲ್ಲೋರು ಅವ್ರು ಹೇಳ್ಬಿಟ್ಟ ಅವರಿಗೆ, ಅವ್ರು ಹಿಂದೆ ಹೋಗ್ತಾನೆ ಇರಿ ನೀವೀಗ, ತಗೊಳ್ಳೋರಿಗೆ ಬಿಡಬೇಡಿ ಅಂತ ಹೇಳಿಬಿಟ್ಟಿದ್ದ. ಇಡೀ ಭರತಗಂಡ ಸಂಚಾರ ಆಯಿತು, ರಾತ್ರಿ ರತ್ನವೈಡೂರಿಗೂ ಭರತಗಂಡ ಸಂಚಾರ ಆಯಿತು ಪೂರ್ತಿಯಾಗಿ. ಉಡುಪಿ ವಾಪಸ್ ಬಂದರು. ಆ ರಾಜ ಭಟ್ರು ಬಂದರು, ಸ್ವಾಮಿ ತಗೊಳ್ಳೇಬೇಕು ನೀವು ಅಂದರು. ಅವ್ರು ಹೇಳಿದರು, ಸರಿ ಹಾಗಿದ್ರೆ ಎಲ್ಲ ಭೂಗತ ಮಾಡಿರಿ ಅಂದ್ಬಿಟ್ಟು. ಭೂಗತ ಎಲ್ಲ ಭೂಗತ ಮಾಡಿ ಮೇಲೆ ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದ. ಇವತ್ತು ನೋಡ್ತೀರಿ ನೀವು ಆ ಕಡೆ ಹೋದರೆ, ಇವತ್ತು ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲ, ಅದು ಪೂರ್ತಿ ಸಂಪತ್ತಿನ ರಾಶಿ ಇರೋದು ಕೆಳಗಡೆ. ಅಷ್ಟನ್ನ ಅಲ್ಲಿ ಭೂಗತ ಮಾಡಿ ಮುಂದೆ ಯಾರು ಉಪಯೋಗಿಸಿ ನಮ್ಗೆ ಬೇಡ ಅಂತ ಹೇಳಿಬಿಟ್ರು. ಎಷ್ಟು ವೈರಾಗ್ಯ ಇದೆ, ಎಷ್ಟು ಸಿದ್ಧಿ ಇದೆ, ಇವತ್ತು ಅಲ್ಲಿ ಯಾರು ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಚಿತ್ರಣ ಪೂರ್ತಿ ಕಥೆ ಪೂರ್ತಿ ಚಿತ್ರ ಬರೆಸಿಬಿಟ್ಟಿದ್ದಾರೆ ಮೇಲ್ಗಡೆ, ಏನು ನಡೀತು ಅಂಬೋದನ್ನು ಉದ್ದ ತೈಲವನ್ನು ಚಿತ್ರ ಬರೆಸಿ ಹಾಕಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಸರ್ಪಕಾವಲು ಅಂತ ಅರ್ಥ, ಯಾವಾಗ ಬರುತ್ತೋ ಗೊತ್ತಿಲ್ಲ, ಯಾವಲೋ ತೆಗಿಬೋದು. ಇನ್ನೊಬ್ಬರು ವಸ್ತುವನ್ನು ಮುಟ್ಟಲಿಲ್ಲ, ತಮ್ಮ ತಪಸ್ಸೆ ಬದಿಸಿದ್ರು ಬಿಡಲಿಲ್ಲ, ವೈರಾಗ್ಯ ವೈರಿ ಎಲ್ಲದೂ ಸೇರಿಕೊಂಡಂಥ ಮಹಾನುಭಾವರು. ಈಗ ಪಂಡರಪುರ ಕಡೆ ಹೋಗಿದ್ರು ಒಂದು ಸಲ, ಅಲ್ಲೇನಾಗಿತ್ತು ಅವರಿಗೆ, ಒಂದು ಕಡೆ ಇಳ್ಕೊಂಡಿತ್ತು, ವಿಚಿತ್ರವಾದ ವಾತಾವರಣ ನಡೆದು ಹೋಗಿತ್ತು. ಆ ಊರಲ್ಲಿ ಒಬ್ಬ ಶಿಲ್ಪಿ, ಇವನು ಎರಕ ಹೊಯ್ಯೋನು, ವಿಗ್ರಹ ಮಾಡೋನು, ಯಾರು ಗಣೇಶನ ವಿಗ್ರಹಕ್ಕೆ ಆರ್ಡರ್ ಬಂದಿತ್ತು ಅವನು, ಗಣೇಶನ ವಿಗ್ರಹ ಮಾಡಬೇಕು ಅಂತ ಹೇಳಿಬಿಟ್ಟು ಎರಕ ಹೊಯ್ದು ಹಾಕಿಬಿಟ್ಟೆ ಗಣೇಶನ ವಿಗ್ರಹಕ್ಕೆ ಅಂತೇಳಿ. ಆಮೇಲೆ ನೋಡ್ತಾರೆ ಅದು ಹೈಗ್ರಿ ವಿಗ್ರಹ ಆಗೋಗ್ಬಿಡುತ್ತೆ ನಡಿ ಅಂತೇಳಿ. ಎಷ್ಟೊತ್ತೈತೆ ಗಣೇಶನ ಮಾಡೋಕ್ಕೆ ಅವ್ರ ಅಪ್ಪನ ಮಾಡಿದೆ ಅಂತ ಕಷ್ಟ ಹೇಳ್ತಾರಲ್ಲ, ಅವ್ರ ತಾತನ ಮಾಡಿದ ಅಷ್ಟೇ ವ್ಯತ್ಯಾಸ. ಗಣೇಶನ ಅಪ್ಪ ಶಿವ, ಶಿವರ ಅಪ್ಪ ಈತ, ಹೈಗ್ರೀವ ದೇವರು ನಾರಾಯಣ ಅಂದರೆ ಎಲ್ಲಿಗೆ ಬಂತದು? ತಾತ ಆಗ್ಬೋದು, ಮುತ್ತಾತ ಬೇಕಾಗಬಹುದು, ಒಂದು ಪಕ್ಷದಲ್ಲಿ ಮುತ್ತಾತ, ಒಂದು ಪಕ್ಷದಲ್ಲಿ ತಾತ, ಏನೋ ಮಾಡಿದಾಗಾಯ್ತು. ಅವ್ರಿಗೆ ಭಾರಿ ಸಿಟ್ಟು ಬಂದ್ಬಿಡ್ತು, ಒಳ್ಳೆ ಪದಿತಿ ಇದೆ, ಏನೋ ಏನೋ ಆಯ್ತಲ್ಲ ಅಂಥೇಳಿ ಅದನ್ನು ಆಗೇನು ಮಾಡೋಕ್ಕೆ ಬರೋದಿಲ್ಲ, ತುಂಬ ಹಾಟ್ ಇರುತ್ತೆ, ಅದು ಮೋಲ್ಡ್ ಮಾಡಿ ಹಾಕಿರ್ತ ತುಂಬ ಹಾಟ್ ಇರುತ್ತೆ, ಸ್ವಲ್ಪ ಆರಲಿ ಆಮೇಲೆ ಸರಿ ಮಾಡೋಣ ಅಂತ ಎಲ್ಲ ಟಚಪ್ ಮಾಡಬೇಕಲ್ಲ, ಆ ಫೇಸ್ ಸರಿ ಮಾಡೋದು ಬಿಟ್ಕೊಂಡ. ಒಂದು ದಿವಸ ಆಯ್ತು, ಎರಡು ಆರಲೇ ಹೊಲ್ದು, ಏನು ಮಾಡಿದ್ರು ಅದೇ ಹೀಟ್ ಅಷ್ಟೇ ಟೆಂಪ್ರೇಚರ್ ಮೇಂಟೈನ್ ಆಗ್ತಾ ಇದೆ. ಅವ್ನು ಕಾದ್ಕ ಸಾಕಾಗೋಯ್ತು, ಯಾಕೆ ಹೀಗಾಗುತ್ತೆ ಅಂಥೇಳಿ ಆಗಿದ್ದಾಗಲಿ ಅಂತೇಳಿ ಹೊಡಿಲಿಕ್ಕೆ ಎತ್ತಿಸಿದ. ಆಗ ಸ್ವಪ್ನ ಆಯ್ತಂತ ರಾತ್ರಿ, ನಾನು ಮುಟ್ಟಬೇಡ ನೀನು ಅಂತ ಹೇಳಿಬಿಟ್ಟು ಹೈಗ್ರೀವ್ದವ್ರು ಹೇಳ್ತಾರೆ, ನಾನು ಮುಟ್ಟಬೇಡ, ಇದೇ ಕೊನೆ, ಮುಟ್ಟಿದ್ರೆ ಹಾಳಾಗಿ ಹೋಗ್ತಿರೋಳು ಅಂತ ಹೇಳ್ತಾರೆ. ಗಾಬರಿ ಆಯ್ತು ಬಾದ್ರೆ ಅದು ಸ್ವ ಅಲ್ಲಿ ಸ್ವಪ್ನ ಅವರಿಗೆ, ನಾನು ಹೊಡಿಯ ಏನೋ ಮಾಡಲಿಕ್ಕೆ ಕೊಟ್ಟಿದ್ದ ಅವ್ನು ಕರ್ಕೊಂಡೋಗ್ರಿ ನನ್ನ ಅಂತ ಹೇಳಿದ್ರಂತ ಅವ್ರಿಗೆ. ಅವ್ನು ಹುಚ್ಚ ಇದ್ದಾನೆ, ಏನೋ ಮಾಡಲಿಕ್ಕೆ ಹೊರಟುಬಿಟ್ಟಿದ್ದಾರೆ, ಕರ್ಕೊಂಡೋಗಿ ಬಂದು ನೀವೀಗ ಇಂಥಲ್ಲಿದ್ದೇನೆ ಅಂತ ಅಡ್ರೆಸ್ ಕೊಟ್ಟು ಹೇಳಿಬಿಟ್ರು. ತಕ್ಷಣ ವಾದಿರಾಜ ಸ್ವಾಮಿ ಹೋಗ್ತಾರೆ, ಅವ್ರಿಗೆ ಸ್ವಪ್ನ, ಒಬ್ರು ಬರ್ತಾರೆ ಅವ್ರಿಗೆ ಕೊಟ್ಟುಬಿಡು ಅಂತ ಅವ್ರಿಗೆ ಸ್ವಪ್ನ. ನಿನಗಲ್ಲ ಅಂದರೆ ಅದು ಮಾಡಲಿಕ್ಕೆ ಕೊಟ್ಟಿದ್ದು ಗಣೇಶ, ಆಗಿದ್ದ ಹಯಗ್ರೀವ, ಆಗಿದ್ದ ಹಯಗ್ರೀವ ಎಂದು ದೇವರು ತಾನಾಗಿ ರೂಪುಗೊಂಡಿದ್ದು ಅಂತ ಅರ್ಥ. ಇವ್ರು ಮಾಡಿದ್ದಾಗಲಿಲ್ಲ, ಅದಾಗಿ ರೂಪುಗೊಂಡು ಅದು ಸ್ವಯಂ ವ್ಯಕ್ತ ಆದಾಗ ಆಯ್ತು. ಅಷ್ಟೇ, ಇನ್ನೂ ಹೇಳಬೇಕಂದ್ರೆ ಸ್ವಯಂ ವ್ಯಕ್ತ ರೂಪ ಬಂದಾಗಾಯ್ತು. ತಕ್ಷಣ ಅಲ್ಲಿ ಬಂದರು, ಕಾಯಿಗಳು ಕೂತು ಬಂದು ತೊಗೊಂಡೋದ್ರೆ ಸಾಕಂತ ಕಾಯ್ತಿದ್ದ ಆತ, ಗಾಬರಿ ಬಿಟ್ಟಾಗಿಲ್ಲ, ಅದನ್ನು ಇದು ಮಾಡಾಗಿಲ್ಲ, ಆರ್ಡ್ರ್ ಬೇರೆ ಬೇರೆ ಕಾಯ್ತಾ ಕೂತಿದ್ದೆ, ಬೇರೆ ಗಣೇಶನ ಮಾಡಬೇಕಾಗಿದೆ ಆತ, ಬಂದಷ್ಟು ಸಾಷ್ಟಾಗ ಮಾಡಿ ಕೊಟ್ಟ ತೊಗೊಂಡು ಹೊರಟುಬಿಟ್ಟು. ಅದು ಇವತ್ತು ಮಠದಲ್ಲಿದೆ, ಒಲಿದು ಬಂದ ಹೈಗ್ರೀವ ದೇವರು ಅಂತ ಹೇಳಿದ್ದಾರೆ. ಅದು ಮಠದ ದೇವರು, ಭೂವರಾಹ ದೇವರು, ಒಡೆದು ಬಂದ ಆರಾಧ್ಯ ಮೂರ್ತಿ ಹೈಗ್ರೀವ ದೇವರು, ಮಠದ ಎರಡನ್ನೂ ನಾವು ಕಾಣಬಹುದು. ಅಂದರೆ ವಾದಿರಾಜ ಸ್ವಾಮಿಗಳು ಹೀಗೆ ಎಷ್ಟು ದೈವಾನುಗ್ರಹ ಪಾತ್ರರಾಗಿದ್ದರು ಅಂತ ಹೇಳ್ತಾರೆ. ಅದು ಬರೀ ವಿಗ್ರಹವಾಗಲಿಲ್ಲ, ಅವರು ಪೂಜೆಗೆ ಕೂತರು ಅಂದರೆ ಮತ್ತೊಂದು ಕಡೆ ಹೋಗಿದ್ರು, ಎಲ್ಲೋ ಒಂದು ಕಡೆಗೆ ಇಳ್ಕೊಂಡಿದ್ರು. ಆಗ ಆ ಊರಲ್ಲಿ ಕಡಲೆ ಕಡಲೆ ಬೆಳೆಯೋ ಕಾಲ, ಫಸ್ಟ್ ಕ್ಲಾಸ ಕಡಲೆ ಬೆಳೆದಿತ್ತು. ಯಜಮಾನ ಒಬ್ಬರು ನೋಡಿದ್ದ, ಇನ್ನೇನು ನಾಳೆ ನಾಳೆ ಕಿತ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದ. ನೋಡ್ತಾನೆ ಅವ್ರು ಕುದುರೆ ಬಂತಿಲ್ಲ, ಶುರು ಮಾಡಿಬಿಡ್ತು ಉದ್ದಕ್ಕೆ ಬಂದಿದ್ದು, ಎಲ್ಲದಕ್ಕೆ ಬಾಯ ತಿಂದು ತಿಂದು ಹೋಗ್ತಾ ಇದೆ ಕಡಲೆನ. ಭಾರಿ ಸಿಟ್ಟು ಬಂತು ಅವನಿಗೆ, ಅಟ್ಟಿಸ್ಕೊಂಡು ಬಂದ ಒಣಸ್ಬೇಕು ಅಂತ ಹೇಳಿಬಿಟ್ಟು. ಈ ತಾಯಿ ವಾದಿರಾಸವಣ್ಣ ತಾಯಿ ಹೊಡ್ಲಕ್ಕೆ ಹೋಗಿದ್ದಲ್ಲ ಹಸುನ, ಹಾಗೆ ಕುದುರೆ ಹೊಡ್ಲಕ್ಕೆ ತೀವ್ನ ಹೋದ. ಈ ಕಡೆ ಕುದುರೆ ಓಡ್ಕೋತ ಓಡ್ಕೋ ಮುಂದೆ ಬಂದ್ಬಿಡುತ್ತೆ, ಸೀದಾ ಇಳ್ಕೊಂಡಿದ್ದಲ್ಲ ವಾದಿರಾಜ ಸ್ವಾಮಿಗಳು, ಮಠದೊಳಗೆ ಒಳಗಡೆ ಹೋಯ್ತು, ಮಠದ ಒಳಗಡೆ ಹೋಯ್ತು. ಅವ್ನು ಬಿಡಲಿಲ್ಲ, ಇನ್ನು ಸಿಕ್ತೀನಿ ಪರವಾಗಿಲ್ಲ ಅಂತ ಒಳಗೆ ಹೋದ. ಸ್ವಾಮಿ ಎಲ್ಲಿದೆ ಕುದುರೆ ಅಂತ ಬಂದ ಸೀದೆ, ತಪ್ಪ ಧ್ಯಾನ ಮಾಡ್ತಾ ಕೂತಿದ್ದಾರೆ ಅವರು. ಎಲ್ಲಿದೆ ಕುದುರೆ ಅಂದರೆ, ಕುದುರೆ ಇಲ್ಲೇ ವಾರಾಯನ ಮಠದಲ್ಲಿ ಇದ್ದ, ಕುದುರೆನೇ ಇಲ್ಲ ಅಂತ ಅವ್ರು ಹೇಳಿದರು. ನಾನು ಕಣ್ಣಾರೆ ನೋಡಿದ್ದೇನೆ, ಸುಳ್ಳು ಹೇಳಿಬಿಟ್ಟು ಬಂದು ಕುದುರೆ ತೆಗೀರಿ ಅಂತ ಹೇಳಿದ. ನೀನು ನೋಡ್ಕೊ ಎಲ್ಲಿದೆ ನೋಡ್ಕೊ ಅಂತ ಹೇಳಿ, ಕುದುರೆ ಇಲ್ಲೇ ಇಲ್ಲ ಬಡವ, ಎಲ್ಲೊಂದು ಕುದುರೆ ಇಲ್ಲ, ಒಳಗೆ ಹೋಗಿ ಅವನೇ ನೋಡಿದ್ದಾನೆ ಕುದುರೆ ನಾಪತ್ತೆ. ಆಯಿತು ನೋಡಿ, ನಾಳೆ ನೋಡ್ತೀನಿ ಅಂತ ಹೋದ. ಮರುದಿವಸ ಅದೇ ಪ್ರಕಾರ ಆಯಿತು, ದಿವಸ ಕುದುರೆ ಹೊರ ಮಠ ಸೇರ್ಕೊಂಡ್ಬಿಡೋದು. ಅವ್ರು ಸಿಟ್ಟು ಬಂದು, ಎಷ್ಟು ಕುದುರೆ ಇಟ್ಕೊಂಡಿದ್ದಾರೆ ಒಂದು ಇಲ್ಲ ಅಂತ ಹೇಳ್ತಾರೆ, ಆ ಸಿಟ್ಟು ಬಂದು ದಿವಸಕ್ಕೊಂದು ಕುದುರೆ ಬರ್ತಾ ಇದೆ, ಏರಿದು ಅಂತ ಹೇಳಿ ಬಂದು ಗಲಾಟೆ ಮಾಡೋದು. ಆಗ ಅವ್ರಿಗೆ ಅರ್ಥ ಆಯಿತು, ನೋಡು ಈ ಕುದುರೆ ಅಲ್ಲ ಇದೆ, ಇದು ನಮ್ಮ, ನೀನು ಎಷ್ಟು ಪುಣ್ಯವಂತ ಗೊತ್ತಾ ಅಂತ ಹೇಳಿ, ಎಷ್ಟು ಪುಣ್ಯವಂತ ಇಷ್ಟೆಲ್ಲ ಹೇಳಿದ್ರೆ ವಾದಿರಾಸ ಒಳ್ಳೆ ಧ್ಯಾನ ಮಾಡಿದ್ರೆ ಅರ್ಥ ಆಯ್ತು ಅವರಿಗೆ, ಇದು ಕುದುರೆ ಹೈಗ್ರೀವ ದೇವರೇ ಅನುಗ್ರಹ ಮಾಡ್ತಿದ್ದಾನೆ ಅಂತ ಹೇಳಿ. ನೋಡಯ್ಯ, ಕುದುರೆ ಅಲ್ಲ ಅದು, ನಮ್ಮ ಸಾಕ್ಷಾತ್ ಭಗವಂತ ಅನುಗ್ರಹ ಮಾಡಿದ್ದಾನೆ ನಿನಗೆ, ಆ ಕಡಲೆ ತಿಂದು ಅಂತ ಹೇಳಿದ್ರೆ. ಅವನು ಹೊಡ್ಕೊ, ನನಗೇನು ಅನುಗ್ರಹ ಸ್ವಾಮಿ, ಕಡಲೆ ಎಲ್ಲ ಹೋಗ್ತಾ ಇದೆ ಅಂತ ಅನುಗ್ರಹ ಇದು, ಅನುಗ್ರಹನ ಇದು ಅಂತ ಕೇಳಿದರೆ, ನೀನು ನಾಳೆ ಹೋಗಿ ಗೊತ್ತಾಗುತ್ತೆ ಅಂತ ಹೇಳಿದರೆ. ನಾಳೆ ಹೋಗಿ ನೋಡು ಗೊತ್ತಾಗುತ್ತೆ. ಹೋಗಿ ನೋಡ್ತಾನೆ, ಎಲ್ಲಿ ಕಡಲೆ ತಿಂದು ಅಲ್ಲೆಲ್ಲ ಬಂಗಾರದ ಕಡಲೆ ನೇತಾಡ್ತಾ ಇತ್ತು ಅಂತ. ಅಂದರೆ ಪರಮಾತ್ಮ ಏನು ತೊಗೊಂಡ್ರು, ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡ ಮಂಡನ. ದೇವರು ಮುಟ್ಟಿದಾನೆ ಅನಂತ ಆಯಿತು ಅಂತ ಅರ್ಥ. ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡಿದ್ರೆ ಆಶ್ಚರ್ಯಪಟ್ಟು ಬಿಡ್ತಾನೆ. ಬರ್ತಾನೆ, ಸ್ವಾಮಿ ನನಗೆ ಅರ್ಥ ಆಯಿತು, ನಿಮ್ಮ ಕುದುರೆ ಸಹವಾಸನೂ ಬೇಡ, ನಮ್ಮ ಹಲವೂ ಬೇಡ, ನಿಮಗೆ ಕೃಷ್ಣಾರ್ಪಣ ಅಂತ ಕೊಟ್ಬಿಡ್ತೀನಿ ಅಂತ ಹೇಳಿ. ಉಳಿದವರಾಗಿದ್ದರೆ ನಿಮ್ಮ ಕುದುರೆ ದಿವಸ ಬೆಳಿ ಅಂದರೆ ಬಂಗಾರ ಆಗ್ತಿತ್ತು ಅಂತ ಹೇಳಿ ಅರ್ಥ ಆಯ್ತು. ಅದೇ ದೈವಿಕವಾಗಿ ತಿಳಿತು, ನಮಗೆ ಬೇಕಾಗಿಲ್ಲ. ಮಾ ಫಲೇಶು ಕದಾಚ, ನಿಮಗೆ ಕೊಡ್ತೇನೆ, ಒಂದು ದಾನ ಕೊಟ್ಬಿಟ್ಟಾರೆ. ಈ ರೀತಿ ವಾದಿರಾಜ ಸ್ವಾಮಿ ಎಷ್ಟು ದಾನ ಬಂತೋ ಲೆಕ್ಕನೇ ಇಲ್ಲ. ಬಹುಶಃ ಇಡೀ ಇತಿಹಾಸದೊಳಗೆ ಒಂದು ದಾನದ ಸರಮಾಲೆ ಪಡೆದವರು ವಾದಿರಾಜ ಸ್ವಾಮಿಗಳು. ಆ ಮಠದ ಸ್ವಾಮಿಗಳು ಹೇಳ್ತಿರ್ತಾರೆ, ಯಾವರಿಗೋರು ಜನ ಹೇಳ್ತಾರೆ ಸ್ವಾಮಿ ನಿಮ್ಮಟದ್ದು ಅಂತ ಹೇಳ್ತಾರೆ. ಇವರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ನಿಮ್ಮಟದ್ದು ಅಂತ ಹೇಳ್ತಾರೆ. ನಮಗೆ ಲೆಕ್ಕನೇ ಸಿಗೋದಿಲ್ಲ, ಅಷ್ಟು ಆಸ್ತಿ ಇದೆ ಅಂತ ಹೇಳ್ತಾರೆ. ಅಂದರೆ ಸಂಚಾರ ಮಾಡೋದಲ್ಲ, ಹಿಂದಿನ ಕಾಲ ವಿದ್ವಾಂಸರಿಗೆ ಅಂತ ಆಸ್ತಿ ಬರ್ತಿತ್ತು ಸಾಮಾನ್ಯವಾಗಿ. ಇವರಿಗಂತೂ ಎಲ್ಲಿ ಹೋದರೂ ಆ ಆಸ್ತಿ. ಅವರು ತಪಸ್ಸಿ ಕೊಡ್ತಿದ್ರು, ವಿದ್ಯಾ ಕೊಡ್ತಿದ್ರು, ಅವ್ರ ವೈಭವ ಕೊಡ್ತಿದ್ರು, ಅವರ ಸತ್ಯಸಂಧತೆ ಕೊಡ್ತಿದ್ರು, ಅನುಗ್ರಹ ಕೊಡ್ತಿದ್ರು. ಹೀಗಾಗಿ ಒಂದೊಂದು ಊರಿನಲ್ಲಿ ಅನೇಕ ಕಡೆ ವಾದಿರಾಜ ಸ್ವಾಮಿಗಳ ಇನ್ನೂ ಲೆಕ್ಕ ಸಿಕ್ಕಿಲ್ಲ ಸ್ವಾಮಿಗಳು ಹೇಳ್ತಿರ್ತಾರೆ ಅಂತ ತಿಳ್ಕೊಂಡ್ರೆ ಎಷ್ಟು ಪ್ರಭಾವ ಬೀರಿರುವ ಲೆಕ್ಕ ಹಾಕಿ ನೋಡೋಣ. ಇದು ವಾದಿರಾಜ ತಪಶಕ್ತಿಯ ಮುಖ ಇದು. ಇದನ್ನೆಲ್ಲ ಓವರ್ನೈಟ್ ಮಾಡೋದು ಸಾಧ್ಯ. ಎಷ್ಟು ಜನ್ಮಗಳ ಸಾಧನೆ, ಎಷ್ಟು ಉನ್ನತವಾದ ಸಾಧನೆ. ಇವತ್ತು ಮಾಡೋದಕ್ಕೆ ಅವತ್ತಿಗೂ ಭಾರಿ ವ್ಯತ್ಯಾಸ ಇದೆ. ಅವತ್ತು ಜನಗಳೆಲ್ಲ ಇನ್ನೊಂದು ಕಾಲ ಎಲ್ಲ ಮತಗಳು ಜಾಗೃತವಾಗಿತ್ತು. ಇವತ್ತು ಎಲ್ಲ ಮತಗಳು ಸಂಸ್ಕೃತ ಒಂದೇ ಡೆಡ್ ಅಲ್ಲ, ಸಂಸ್ಕೃತ ಎಷ್ಟೋ ಮತಗಳು ಡೆಡ್ ಇವತ್ತಿನ ದಿವಸ. ಅದು ಸಂಬಂಧಪಟ್ಟ ಪಂಡಿತರು ಸಿಗೋದಿಲ್ಲ, ವ್ಯವಸ್ಥೆಯೂ ಸಿಗೋದಿಲ್ಲ, ಭಾರಿ ಎಲ್ಲ ಒಂಥರ ಶಾಲೆನಾಡಿದ ಆ ಥರ ಇವತ್ತು ಕ್ಲೇಸ್. ಹಿಂದೆ ಹಾಗಲ್ಲ, ಒಳ್ಳೆ ಡೆಪ್ಟ್ ಇರೋ ಪಂಡಿತರು ಇರ್ತಾ ಇದ್ದ ಕಾಲ. ಬೂದಿ ವಾಮಾಚಾರ್ಯಗಳು ತುಂಬಿ ಹೋಗಿರ್ತಾ ಇದ್ದರು. ವಾಮಾಚಾರ್ಯಗಳೆಲ್ಲ ವಿಚಿತ್ರ ಪವಾಡ ಮಾಡ್ತಿದ್ರು. ಈ ಬಾಬಾಗಳು ಏನೂ ಅಲ್ಲ ಅವ್ರ ಮುಂದೆ, ಅಂಥ ಪವಾಡ ಮಾಡ್ತಿದ್ರು. ವಿಜಯ ಸ್ವಾಮಿಗಳ ಕಥೆ ಕೇಳಿರಿ ನಿಮಗೆ, ಎಂಥ ವೈಭವ ತೋರಿಸ್ತಿದ್ರು ಗೊತ್ತಾ ಅವರೆಲ್ಲ. ಇವರು ದೇವರೆಲ್ಲ ಯಾರು ಬದಿಗಿದಿ ಕೊಡೋರು ಅಷ್ಟೇ ಬಿಡಿ, ಅದಕ್ಕಿಂತ ಹೆಚ್ಚು ಮಾಡೋಕ್ಕೆ ಬರೋದಿಲ್ಲ ಯಾರಿಗೂ ಕೂಡ. ಅಂಥವ್ರು ಸೋಲಿಸ್ಬೇಕಾಗಿತ್ತು, ಎಂಥ ಶಕ್ತಿ ಬೇಕು ಅವರಿಗೆಲ್ಲ. ಇದನ್ನೆಲ್ಲ ವಾದಿರಾಜ ಸ್ವಾಮಿಗಳು ತೋರಿಸಿಕೊಡ್ತಾರೆ, ಸಮಾಜಕ್ಕೆ ಒಂದು ಹೊಸ ಬೆಳಕನ್ನು ಕೊಡ್ತಾರೆ. ಕಂಡ ಕಡೆಗೆ ಹೋಗಿ ಹಾಳಾಗಬೇಡಿ ಅನ್ನೋ ಸಂದೇಶವನ್ನು ಈ ರೀತಿ ಮಾಡಿದ ಜನ ನಂಬ್ತಾರೆ. ಬರೀ ತೀರಿ ಹೇಳಿದ ಜನಕ್ಕೆ ಅರ್ಥ ಆಗ ಪ್ರಾಕ್ಟಿಕಲಿ ಮಾಡಿ ತೋರಿಸ್ಬೇಕು. ಬರೀ ಹೋಟೆಲ್ಗೆ ಹೋಗಬೇಡ, ಬರೀ ಹೋಟೆಲ್ಗೆ ಹೋಗಬೇಡ ಅಂದರೆ ಉಪವಾಸ ಬಿದ್ದು ಸಾಯಿಲ ಅಂತ ಹೋಗ್ಬಿಡ್ತಾರೆ, ಬಿಡೋದಿಲ್ಲ ಅವರು. ಮನೆಯಲ್ಲಿ ಅಡುಗೆ ಮಾಡಿದ್ದೆ ಹೋಗಬೇಡ ಅಂತ ಹೇಳಿದರೆ ಅವ್ರು ಹೋಗಬಾರ್ದು, ಅವ್ರು ಹೋದ್ರೆ ದಡ್ಡ ಅದು ಮೂರ್ಖ ಅಂತ ಅರ್ಥ. ಇಷ್ಟು ಅನುಕೂಲ ಮಾಡಿಕೊಟ್ರು ಹೋಗೋದಾದರೆ ಇವನಿಗೆ ಚಟ ಇದೆ, ಇವ್ರು ತಪ್ಸೋಕ್ಕಾಗೋದಿಲ್ಲ ಅಂತ. ನೆಸೆಸಿಟಿ ಬೇರೆ, ಚಟ ಬೇರೆ. ಚಟ ಇದ್ದವನು ತಪ್ಸೋಕ್ಕಾಗೋದಿಲ್ಲ, ನೆಸೆಸಿಟಿ ಇದ್ದವನಿಗೆ ನಾವು ಬೇರೆ ಕೊಟ್ಟರೆ ಒಪ್ಕೊಂಡ್ಬಿಡ್ತಾನೆ. ಇವತ್ತು ಅಂಥವನ್ನು ಉದ್ಧಾರ ಮಾಡಿದವರು ವಾದಿರಾಜ ಸ್ವಾಮಿಗಳು. ಈ ರೀತಿ ಕಾಲಕಾಲಕ್ಕೆ ಜ್ಞಾನಿಗಳನ್ನು ಭಗವಂತ ಕಳಿಸಿಕೊಡ್ತಾನೆ, ಸಿದ್ಧಾಂತದ ಹಿರಿಮೆಯನ್ನು ಗಟ್ಟಿತನವನ್ನು ತೋರಿಸಿಕೊಡ್ತಾನೆ. ಆಗ ಧರ್ಮ ಉಳಿಲಿಕ್ಕೆ ಅನುಕೂಲವಾಗ್ತಾ ಇದೆ. ಅದನ್ನು ನಾವು ನೋಡಬೇಕು. ನಿಜವಾದ ಅರ್ಥದಲ್ಲಿ ಜ್ಞಾನಿಗಳು ಕಾಲಕಾಲಕ್ಕೆ ಬರೋದ್ರಿಂದ ನಮ್ಮ ಮತ ಉಳ್ಕೊಳ್ಳೋದಕ್ಕೆ ಅನುಕೂಲ ಆಯಿತು. ಎಲ್ಲ ಜ್ಞಾನಿಗಳನ್ನು ಕೂಡ ಪರಮಾತ್ಮ ಒಂದೇ ಸರ್ತಿ ಕಳಿಸೋದಿಲ್ಲ. ಆಯಾ ಒಬ್ಬರ ಮ್ಯಾಚ್ನಲ್ಲಿ ಎಲ್ಲರ ಬ್ಯಾಟಿಂಗ್ ಒಟ್ಟಿಗೆ ಬಿಟ್ಟರೆ ಗತಿ ಏನಾಗುತ್ತೆ? ಒನ್ ಬೈ ಒನ್ ಬ್ಯಾಟಿಂಗ್ ಬರೋ ಹಾಗೆ ಪರಮಾತ್ಮ ಕ್ರಮವಾಗಿ ಕಳಿಸ್ತಾ ಬರ್ತಾನೆ. ನಮ್ಮಲ್ಲಿ ಒಂಥರ ಅದು ಇಲ್ಲ, ಯಾವಾಗಲೂ ಒಬ್ಬ ಸ್ಟ್ರಾಂಗ್ ಪ್ಲೇಯರ್ ಇದ್ದೇ ಇರ್ತಾರೆ. ಥೈಲೆಂಡರ್ ಅಂತ ಇಲ್ಲೇ ಇಲ್ಲ ನಮ್ಮಲ್ಲಿ ಎಲ್ಲರೂ ಕೂಡ, ಎಲ್ಲ ಭಾರಿ ಸ್ಟ್ರಾಂಗ್. ಹರಿದಾಸರು ಬಂದರೂ ಹಾಗೇನೆ, ವ್ಯಾಸ ಇದ್ದವ್ರು ಬಂದರೂ ಹಾಗೇನೆ, ಅವ್ರು ಎಂಥದ್ದನ್ನು ಮ್ಯಾನೇಜ್ ಮಾಡೋ ಶಕ್ತಿ ಇರೋರು. ಈ ರೀತಿ ಬೇರೆ ಯಾವ ಮತದಲ್ಲೂ ಸಿಗೋದಿಲ್ಲ. ಅದು ವಾದಿರಾಜ ಸ್ವಾಮಿಗಳು ಇಷ್ಟು ಹಿರಿಮೆಗಳ ಬಗ್ಗೆ ಒಂದು ಮಾತು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಕಾವ್ಯ ಬರೀತೀರಿ ಸ್ವಾಮಿ, ಎಷ್ಟು ಚೆನ್ನಾಗಿ ಪವಾಡ ತೋರಿಸ್ತೀರಿ, ಎಷ್ಟು ಚೆನ್ನಾಗಿ ಮಹಿಮೆಗಳನ್ನು ತೋರಿಸ್ತೀರಿ, ಎಷ್ಟು ಅದ್ಭುತವಾದಂಥ ಶಕ್ತಿ ನಿಮ್ಮದು ಅಂತ ಕೇಳಿದರೆ ಹೇಳ್ತಾರೆ, ಇದು ನನ್ನದಲ್ಲ. ಅವ್ರ ಮಾತುಗಳಿವೆಲ್ಲ ಕೂಡ ಆನಂದ ತೀರ್ಥ ಮತ ಮುಜ್ಜಿತ ದೋಷ ಜಾತ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತ ಮಾಯಿ ಮಾನೋಹ ಶೋಭಿ ವವ ದುರ್ಜನ ಪುಂಜ ತೋಭೀಹಿ ಏನೇ ದೃಶಿ ಮತಿರಭೂತ್ ಕವಿತೋಲ್ಲ ಸದ್ಭೂಹು. ಇದು ಅವರ ವಿಶಿಷ್ಟವಾದಂಥ ಘೋಷಣೆ. ಮಧ್ವಾಚಾರ್ಯ ಮತ ಅಷ್ಟು ದೊಡ್ಡದು ಅಂತ ಹೇಳಿದ್ದಾರೆ. ಈ ಹೆಮ್ಮೆ ಎಷ್ಟು ಹೆಮ್ಮೆ ಪಡ್ತಾರೆ ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ. ಎಲ್ಲ ತಮ್ಮ ಯಶಸ್ಸನ್ನು ಅವರು ಮಧ್ವ ಸಿದ್ಧಾಂತಕ್ಕೆ ಅಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ಇದು ದೊಡ್ಡ ಒಂದು ಅವರ ತಪಶಕ್ತಿಯ ಪರಾಕಾಷ್ಠೆ. ಹನುಮಂತೇವರು ಏನು ಮಾಡಿದರೂ ರಾಮದೇವರ ಅನುಗ್ರಹ ಅಂತ ಹೇಳ್ತಿದ್ದರು. ವಾದಿರಾಜರಂಥವ್ರು ಏನು ಮಾಡಿದರೂ ಮಧ್ವ ಸಿದ್ಧಾಂತದ ಹಿರಿಮೆ ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗಲು ಸಾಧ್ಯತೆ ಇದೆ ಗೊತ್ತಾಗುತ್ತೆ. ಇಂಥ ಮಹಿಮೆಗಳನ್ನು ತುಂಬ ತೋರಿಸ್ತಾ ತೋರಿಸ್ತಾ ಹೋದಾಗ ಮತ್ತೊಂದು ಪ್ರಸಂಗ ಬಂತು. ಅವರು ಒಂದು ಸಾಧನೆಯ ದ್ವಾಸಿ ದಿವಸ ಅವರು ಹಂಪಿಯಲ್ಲಿ ಬಹಳ ಕಾಲ ಇದ್ದವರು. ಹಂಪಿಯಲ್ಲಿ ವ್ಯಾಸರಾಜರ ಹತ್ರ ಅಧ್ಯಯನ ಮಾಡಿಕೊಂಡಿದ್ದರು ಅಂತ ಪುರಂದರದಾಸರು ಹೇಳ್ತಾರೆ, ವಿಜಯದಾಸರು ಹೇಳ್ತಾರೆ. ವಿಜಯೇಂದ್ರ ಸ್ವಾಮಿಗಳವರೆಲ್ಲ ಸಹಪಾಠಿಗಳು. ಒಂದು ಸರ್ತಿ ಏನಾಯಿತು, ಸಾಧನೆ ದ್ವಾದಶಿ ಬಂತು. ಆಗ ವ್ಯಾಸರಾಜರು ಎಲ್ಲರಿಗೆ ಗುರುಸ್ಥಾನಿಯರು ಎಲ್ಲ ಸಿದ್ಧ ಆಗಿದೆ, ತೀರ್ಥ ಕೊಡಲಿಕ್ಕೆ ಅಂತ ಕರೀತಿದ್ದಾರೆ, ಭಿಕ್ಷೆ ಬರಬೇಕು ಅಂತ ಕರೀತಿದ್ದಾರೆ. ತಕ್ಷಣ ವಾದಿರಾಜ ಸ್ವಾಮಿಗಳನ್ನು ಕರೆಯಲಿಕ್ಕೆ ಹೋದರು, ತಕ್ಷಣ ಕರ್ಕೊಂಬನ್ನ ಕರೆಯಲಿಕ್ಕೆ ಹೋದರು. ಅವರು ವಾದಿರಾಜ ಸ್ವಾಮಿ ಮಾನಸ ಪೂಜೆ ಮಾಡ್ತಾ ಮಾಡ್ತಾ ಹಾಗೆ ಮೈ ಮರೆಸಿಬಿಟ್ಟಿದ್ದಾರೆ. ಇನ್ನು ಅವ್ರ ಸ್ನಾನಕ್ಕೆ ಯಾವುದೂ ಮಾಡೇ ಇರಲಿಲ್ಲ. ಅದಕ್ಕೆ ಭಗವಂತ ಹೇಳಿ ಗೀತೆಯಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ಧ್ಯಾನ ಮಾಡಬೇಕಾದ್ರೆ ಮೈ ಮರೆತು ಬಿಡ್ತಾರೆ ಜ್ಞಾನಿಗಳು ಅಂದರೆ, ಶ್ರುತಿ ವಿಪ್ರತಿಪನ್ನಾತೇ ಯದಾಸ್ಥಾಸ್ಯತೆ ನಿಶ್ಚಲ ಸಮಾಧೌ ಅಚಲ ಬುದ್ಧಿ ತದಾ ಯೋಗಮವಾಪ್ಸಿ ಅಂತ ಹೇಳಿದ್ದಾನೆ. ಅವರು ಪೂರ್ತಿ ತನ್ಮಯರಾಗಿ ಬಿಡ್ತಾರೆ. ಎಷ್ಟೋ ದಿವಸಗಳ ಕಾಲ ಅವ್ರು ಹೇಳೋದಿಲ್ಲ ಅಂತ, ಆ ರೀತಿ ಬೇಕಾದ್ರೆ ಕೂತ್ಬಿಡ್ತಾರೆ. ಅವತ್ತು ಏಕಾದಶಿ ರಾತ್ರಿ ಕೂತೋರು ಕಣ್ಣು ತೆಗೆದೇ ಇಲ್ಲ ಅವರು. ಆ ಕಾಲಕ್ಕೆ ಎಚ್ಚರ ಆಯಿತು, ನೋಡ್ತಾರೆ ವ್ಯಾಸರಾದ್ರೆ ಕಾಯ್ತಾ ಇದ್ದಾರೆ, ಸುದ್ದಿ ಬಂತು, ತಕ್ಷಣ ಹೊರಟುಬಿಡ್ತಾರೆ. ಹಾಗೆ ಇದು ಸ್ನಾನ ಕೂಡ ಮಾಡಿಲ್ಲ ಅವರು, ಸೀದ ಹೊರಟರು ತೀರ್ಥ ಊಟ ಕೂತ್ಕೊಂಡು ಬಿಟ್ರಂತ. ಹಾಗೆ ಇಷ್ಟೇ ಕೇಳಿಬಿಟ್ರೆ ನಮಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ಚೇ ಚೇ ಚೇ, ವಾದಿರಾಜ ಸ್ವಾಮಿ ಒಳ್ಳೆ ನಮ್ಮ ಗುರುಗಡೆಯಲ್ಲಿ ಇನ್ಮೇಲೆ ನಾನು ಪಿತ್ತಪ್ಪಿರು ಸ್ನಾನ ಸಂಧ್ಯಾನೆ ಮಾಡಿದ್ರೆ ಊಟ ಮಾಡ್ತಾರೆ, ಸ್ನಾನ ಕೂಡ ಮಾಡಿದ್ರೆ ಊಟ ಮಾಡಿಬಿಡ್ಬೋದು ಇನ್ಮೇಲೆ ಅಂತ ಅನಿಸ್ಬಿಡೋದು. ಹೋದ್ರೆ ಊಟ ಕೂತೇ ಬಿಟ್ರು. ತುಂಬ ಜನ ಗೊತ್ತಿಲ್ಲ, ಅವ್ರ ಆಪ್ತ ಶಿಷ್ಯ ಒಬ್ಬ ಇದ್ದ, ಅವನು ಅಬ್ಸರ್ವ್ ಮಾಡಿದ್ದಾರೆ, ಸ್ನಾನ ಕೂಡ ಮಾಡಿಲ್ಲ ಇವರು, ಹೆಂಗೆ ಊಟ ಮಾಡಿದರು ಅಂತ ಭಾರಿ ಆಶ್ಚರ್ಯ ಆಗಿಬಿಡ್ತು. ಅವರು ಯೋಚನೆ ಮಾಡಿದ್ರು ಏನು ಮಾಡ್ತಾರೆ ನೋಡೋಣ, ಹೇಗೆ ಊಟ ಮಾಡಿದರು ಇವರು, ಯಾರಾಗಿದ್ದರೂ ಹಣೆ ಬಾರನ ಎಷ್ಟು ಸುಮ್ಮನೆ ಆಗಿಬಿಡ್ತಿದ್ರು. ಆದರೆ ವಾದಿರಾಜ್ ಎಂಥ ಮಹಾನುಭಾವರು, ಲೋಕಕ್ಕೆ ಧರ್ಮ ಹೇಳ್ತಾರೆ, ಎಂದೂ ಹೀಗೆ ಮಾಡಿದ್ದರು, ಯಾಕೆ ಮಾಡಿದರು ಅಂಥೇಳಿ ವಾಚ್ ಮಾಡ್ತಾ ಕೂತ್ಕೊಂಡ. ಭೋಜನ ಎಲ್ಲ ಮುಗೀತು, ಪಾಲನೆ ಮುಗೀತು, ಅವ್ರು ಸರಸರ ಮುಂದೆ ಹೊರಟುಬಿಟ್ರು. ಇವ್ರು ನೋಡ್ದ, ತಾನು ಎಲ್ಲ ಹಿಂದೆ ಹೊರಟು ಫಾಲೋ ಮಾಡ್ದ, ಏನು ಮಾಡ್ತಾರೆ ನೋಡಬೇಡ ಅಂತೇಳಿ ಸೀದ ನದಿ ಹತ್ರ ಹೋದರು. ತಮ್ಮ ಪೂಜಾ ಸಾಮಗ್ರಿ ಅಲ್ಲಿಟ್ರು. ದೇವರು ಹಿಂದಿನ ಕಾಲಕ್ಕೆಲ್ಲ ಪೂಜಾ ಸಾಮಗ್ರಿ ಅಂದರೆ ಒಂದು ಇದ್ರಲ್ಲಿ ಕಟ್ಟಿಬಿಡ್ತೇನೆ, ಹಸಿಬೆ ಅಂತ ಹೆಸರು, ಅದಕ್ಕೆ ಕಟ್ಟಿಬಿಟ್ಟು ತೊಗೊಂಡು ಹೋಗಿಬಿಡೋದು ಅಷ್ಟೇ. ಮಂಟಪ ಗಿಂಟ್ಮೇಲೆ ಭಾರಿ ಕಡಿಮೆ ಹೆಚ್ಚಾಗ್ತಿರಲಿಲ್ಲ, ಪೂಜೆಗಳು ಅಂದರೆ ಅತಿ ಮಿನಿಮಮ್ ವೈಭವ ಇಲ್ಲವೇ ಇಲ್ಲ, ದೇವರ ಸನ್ನಿಧಾನ ಭಾರಿ ಮುಖ್ಯ ಅಂತಿತ್ತು. ಎಲ್ಲ ಒಂದು ಕಡೆ ಇಟ್ಟರು, ಸ್ನಾನಕ್ಕೆಂತ ಹೊರಟರು. ನೋಡ್ತಾ ಒಂದು ಮರ ಹತ್ತಿಬಿಟ್ಟಿದ್ದಾರೆ, ಕ್ಲಿಯರ್ ವಿಷನ್ ಬರಲಿ ಅಂತೇಳಿ ಮರ ಹತ್ತಿಬಿಟ್ಟಿದ್ದಾರೆ. ಪುಣ್ಯ ಸರಿಯಾಗಿ ನೋಡ್ತಾ ಇದ್ದಾರೆ, ಫಿಕ್ಸ್ ಮಾಡಿಕೊಂಡು. ಅವ್ರು ಮಾಡಿದ ಮೊದಲ ಕೆಲಸ ಉಂಡದ್ದೆಲ್ಲ ತಿಂದು ಹೊರಗಿಟ್ಬಿಟ್ರದು, ಅವಷ್ಟರು ತೆರೆ ಹೊರಗಿಟ್ಬಿಟ್ರು. ನಾವು ವಾದ್ಯ ಮಾಡ್ಕೊಳಕ್ಕೂ ಬರಲ್ಲ ನಮಗೆ ಅಂಥ ಸ್ಥಿತಿ. ಎಲ್ಲ ಸಿಸ್ಟಮೆಟಿಕ್ಕಾಗಿಡ್ತಾರೆ, ಪ್ರತಿಯೊಂದು ಏನೇನಿರಬೇಕು ಎಲ್ಲ ಸಪ್ರೇಟ್ ಇಟ್ಬಿಟ್ರಂತ ಪೂರ್ತಿಯಾಗಿ. ಅದು ಬಿಸಿ ಹಾಗೆ ಹೊಗೆ ಬರ್ತಿದೆ, ಅಂತ ಹೊಗೆ ಬರ್ತದೆ ಅಂತ ಆ ರೀತಿ ಇಟ್ಬಿಟ್ಟಿದ್ದಾರೆ. ಎಲ್ಲ ಇಟ್ಟು ಸ್ನಾನಕ್ಕೆ ಇಳಿದಾರೆ, ಸ್ನಾನ ಮುಗಿಸಿ ಎಲ್ಲ ಆನ್ಯಕ ಮುಗಿಸಿ ಪೂಜೆ ಮುಗಿಸಿ ತಾವು ತೀರ್ಥ ತಗೊಂಡು ಅದಕ್ಕೆ ನೈವೇದ್ಯ ಮಾಡಿ ಆಮೇಲೆ ಊಟಕ್ಕೆ ಕೂತರು. ನೋಡ್ತಾನೆ ತಲೆ ಕೆಟ್ಟೋದು ನೋಡಿದೆ ಅವನಿಗೆ, ಇಲ್ಲಿ ಆಶ್ಚರ್ಯ ಇದು ಒಂದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಕೊಟ್ಟ ವಸ್ತು ನಮಗೆ ಸುಮ್ಮನೆ ವಾಪಸ್ ಕೊಟ್ಟರೆ ಆಶ್ಚರ್ಯ ಆಗುತ್ತೆ, ಅಂಥವ್ರು ಇದ್ದಾರೆ ಏನು ಕಾಲಕ್ಕೆ ಅಂತೇಳಿ. ಅಂಥದ್ದು ಕಣ್ಣಾರೆ ನೋಡಿದ್ದಾನೆ, ತಿಂದಿದ್ದು ನೋಡಿದ್ದಾನೆ, ತೆಗೆದಿಟ್ಟು ನೋಡಿದ್ದಾನೆ, ಮತ್ತೆ ಅದಿಷ್ಟು ತಿಂದು ನೋಡಿದ ಅಷ್ಟು ಫ್ರೆಶ್ ಆಗಿದೆ. ಇದೆಲ್ಲ ನೋಡಕ್ಕೆ ಯೋಚನೆ ಮಾಡಕ್ಕೆ ಬರ್ತಾ ಇದೆ. ನಾನು ಕೂಡ ಸೈನ್ಸ್ ಮಾಡಕ್ಕೆ ಬರುತ್ತದೆ, ಸೈನ್ಸಿಗೆ ಒಂದು ಸ್ಟೇಜಲ್ಲಿ ಮಾಡುತ್ತೆ, ಆದರೆ ತತ್ವಜ್ಞಾನ ಎಲ್ಲ ಸ್ಟೇಜಲ್ಲೂ ಮಾಡುತ್ತೆ. ಇವತ್ತು ನಾವು ಎಷ್ಟು ಒಟ್ಟು ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಬರೀ ಬರೋದಿಲ್ಲ, ನೀರಿನಿಂದ ಸೈನ್ಸ್ ಮಾಡುತ್ತೆ ಕೆಲಸ ಬೇಕಾದ್ರೆ, ಸಾಮಾನ್ಯರಿಗೆ ಬರೋದಿಲ್ಲ. ಆದರೆ ಇದನ್ನು ಈ ರೀತಿ ತಿಂದಿದ್ದನ್ನು ಹೊರಗೆ ತೆಗೆದಿರೋದು ಏನು ಆಶ್ಚರ್ಯ ನೋಡ್ದ, ಭಾರಿ ಆಶ್ಚರ್ಯ. ಇದೆಲ್ಲ ಮುಗಿಸಿದ್ರು ವಾಪಸ್ ಬರ್ತಾ ಇದ್ದಾರೆ. ಇವನೇನು ಮಾಡಿದ್ದ, ನಾನು ನೋಡ್ತಾ ಕುರಿತು ಸಿಕ್ಕಾಕೊಂಬಿಟ್ಟೆ, ಬರ್ತಾ ಅಷ್ಟು ಸರಿಯಾಗಿ ತಪ್ಪಿಸ್ಕೊಳಕ್ಕೆ ಅಂತ ಹೋದ್ರೆ ಸಿಕ್ಕಾಕೊಂಬಿಟ್ಟೆ. ಇವರು ಜ್ಞಾನಿಗಳಿಗೆ ಕೇಳಬೇಕಾ, ಕರೆದ್ರು ಹಲೋ ನಾನು ಪರೀಕ್ಷೆ ಮಾಡ್ತೀಯ ಅಂದಕ್ಕೆ, ಪರೀಕ್ಷೆ ಮಾಡ್ತೀಯ ನನ್ನನ್ನು, ನಾನು ದೊಡ್ಡವ್ರು ಪರೀಕ್ಷೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ನಾವು ದೊಡ್ಡವ್ರು ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು, ಅವ್ರ ಮಹಿಮೆ ನಮಗೆ ಅರ್ಥ ಆಗೋದಿಲ್ಲ. ನಮಸ್ಕಾರ ಮಾಡಿ ಕ್ಷಮೆ ಕೇಳಿದ್ರೆ ಮುಗಿದು ಹೋಗ್ತಿತ್ತು, ಹೀಗೆ ಮಾಡ್ತಾ ಇದ್ದೀಯ ಅಂಥೇಳಿ ಇನ್ನು ಬ್ರಹ್ಮರಾಕ್ಷಸನಾಗೋ ಶಾಪ ಕೊಟ್ಬಿಟ್ಟು. ತಕ್ಷಣ ಬ್ರಹ್ಮರಾಕ್ಷಸನಾಗು, ಅದು ಆಗ ಜ್ಞಾನಿಗಳ ಮತ್ತು ವಿತ್ ಇಮಿಡಿಯೇಟ್ ಎಫೆಕ್ಟ್, ಏನು ನಾಳೆ ನಾಡಿದ್ದು ಇಲ್ಲೇ ಇಲ್ಲ, ಆ ಕ್ಷಣಕ್ಕೆ ಶುರುವಾಯಿತು. ರಾಕ್ಷಸನಾಗಿ ನಿಂತೇ ಬಿಟ್ಟು ಅವರು ಓಡಾಡ್ದ, ಸ್ವಾಮಿ ಕ್ಷಮಿಸಿಬಿಡಿ ಅಂತ. ಆಯಿತು, ತಪ್ಪು ಮಾಡಿದ್ದೆ, ಅನುಭವಿಸ್ಬೇಕು ನೀವು. ದೊಡ್ಡವರು ಪರೀಕ್ಷೆ ಮಾಡಿದರೆ ಅವ್ರಿಗೆ ಒಂದು ಪಾಪ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಬ್ರಹ್ಮಹತ್ಯಾ ದೋಷಕ್ಕೆ ಸಮಾನ. ದೊಡ್ಡವರನ್ನು ಪ್ರಶ್ನೆ ಮಾಡೋದಾಗಲಿ, ಇದು ಮಾಡೋಕ್ಕೆ ಯಾರನ್ನು ದೊಡ್ಡವ್ರನ್ನ ಪ್ರೂವ್ ಆದವ್ರನ್ನ, ಬರೇ ದೊಡ್ಡವನು ಅಂದ್ಕೊಂಡ್ಬಿಟ್ರೆ ಅಲ್ಲ, ಮತ್ತೆ ದೊಡ್ಡ ಪ್ರೂವ್ ಆದರೆ ಅವ್ರನ್ನ ಕ್ವಶನ್ ಮಾಡೋಕ್ಕೆ ಬರೋದಿಲ್ಲ. ಅದು ಬ್ರಹ್ಮರಾಕ್ಷಸನಾಗು ಅಂತೇಳಿ ಬ್ರಹ್ಮರಾಕ್ಷಸರಾಗಿಬಿಟ್ಟ. ಅದನ್ನು ಬಿಡುಗಡೆ ಯಾವಾಗ ಅಂತ ಕೇಳಿಕೊಂಡು ಅವ್ರು ಹೇಳಿದ್ರಂತೆ, ಒಂದು ಮಾತು ಹೇಳ್ತೇನೆ ಅದು ಕೇಳು, ಅದು ಉತ್ತರ ಯಾರು ಕೊಡ್ತಾರಲ್ಲ ಅವತ್ತು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಒಗಟೊಂದು ಆ ಕಾ ಮಾ ವೈ ಕೋ ನಸ್ನಾತಃ ಪ್ರಶ್ನೆ ಇದೆ. ಆ ಕಾ ಮಾ ವೈ ಕೋ ನಸ್ನಾತಃ, ನಮಗೇನು ಅರ್ಥ, ನಸ್ನಾತ ಒಂದು ಅರ್ಥ ಆಗುತ್ತೆ ಹೊರತು ಇದೆಲ್ಲ ಅರ್ಥ ಆಗೋದಿಲ್ಲ. ಏನಿದು, ಅವನಿಗೆ ಕೇಳ್ತಾ ಹೋಗು, ಉತ್ತರ ಕೊಟ್ಟಿಸಿ ನಿಮ್ಮ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ವಿ. ಬ್ರಹ್ಮರಾಕ್ಷಸ ಹೋಗುತ್ತೆ ಕೇಳ್ಕೋತಾ ಹೋಗ್ತಿದ್ದ, ಉತ್ತರ ಕೊಟ್ಟು ಯಾರು ಉತ್ತರ ಕೊಡ್ತಿದ್ದಿಲ್ಲಲ್ಲ, ಅವ್ರು ತಿಂದಾಕ್ಬಿಡ್ತಿದ್ದಂತೆ. ಬ್ರಹ್ಮರಾಕ್ಷಸರ ಕೆಲಸ ಅಷ್ಟೇ ತಾನೆ, ಪ್ರಶ್ನೆ ಕೇಳೋದು ಉತ್ತರ ತಿಂದಾಕ್ಬಿಡೋದು. ಕೊನೆಗೆ ಎಷ್ಟೋ ದಿವಸ ಆಗೋಯ್ತು, ವಾದಿರಾಜ ಸ್ವಾಮಿಗಳೇ ಬರ್ತಾ ಇದ್ದಾರೆ, ಅವ್ರನ್ನೇ ಕೇಳಿಬಿಟ್ಟ ಬಂದ್ಬಿಟ್ಟು ಆ ಕಾಮ ಯೋಗೋ ನಸ್ನಾತ ಅಂತ ಕೇಳಿದೆ ನಾನು. ಅವನಿಗೆ ಎಚ್ಚರ ತಪ್ಪೋಗಿತ್ತು, ಅವನಿಗೆ ಎಚ್ಚರ ಇಲ್ಲ. ಈಗ ಯಾವ ರೀತಿ ಕೋಮಾ ಸ್ಟೇಜ್ಗೆ ಹೋದ್ರೆ ಮರ್ತು ಬಿಡ್ತಾರೋ ಆ ಥರ ಎಲ್ಲ ಮರ್ತು ಬಿಟ್ಟಿದ್ದ. ತಕ್ಷಣ ಉತ್ತರ ಕೊಟ್ಟರಂತೆ ಆ ಕಾ ಮಾ ವೈ, ಅಂದ ಅರ್ಥ ಏನು ಗೊತ್ತಾ, ನಾಲ್ಕು ತಿಂಗಳುಗಳು ಆಷಾಢದೊಳಗೆ, ಕಾರ್ತಿಕದೊಳಗೆ, ಮಾಘದೊಳಗೆ, ವೈಶಾಖದೊಳಗೆ ಯಾರು ಪ್ರಾತಃ ಸ್ನಾನ ಮಾಡೋದಿಲ್ಲ ಅಂತ ಅರ್ಥ ಅದಕ್ಕೆ. ಆ ಕಾಮ ವೈ ಫಸ್ಟ್ ಲೆಟರ್ ಸಬ್ ಇಷ್ಟು ಕೂಡ. ಅವ್ರು ಹೇಳಿದ್ರಂತೆ, ಹೇ ರಂಡಾಪುತ್ರ ತೊಮ್ರ ಸ್ನಾತಃ, ನಿನ್ನಂಥ ಪಾಪಿಗಳು ಸ್ನಾನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂದ ಅರ್ಥ ಏನು ಅಂದರೆ, ನಾಲ್ಕು ತಿಂಗಳಾದರೂ ಪ್ರಾತಃ ಸ್ನಾನ ಮಾಡದವರು ಬ್ರಹ್ಮರಾಕ್ಷಸರಾಗ್ತಾರೆ ಅಂತ ಹೇಳ್ತಾರೆ. ನಿನ್ನಂಥವ್ರು ಮಾಡೋದಿಲ್ಲ ಅಂತ ಹೇಳಿದ ತಕ್ಷಣ ಅವನ ಜನ್ಮ ಹೊರಟೋಯ್ತಂತೆ. ಶುದ್ಧನೇ ಮತ್ತೆ ನಾರಾಯಣಾಚಾರ್ಯ ಅಂತ ಹೆಸರು ವಾಪಸ್ ಬಂದ್ಬಿಡ್ತಾರೆ, ಅದಕ್ಕೆ ನಾರಾಯಣ ಭೂತ ಅಂತ ಹೆಸರಾಯ್ತಾರೆ. ನಾರಾಯಣಾಚಾರ ಬ್ರಾಹ್ಮಣನ ಕಥೆ ಇದೆ. ಮುಂದೆ ಆತನಿಗೆ ಭೂತರಾಜ ಅಂತ ಹೆಸರಾಯಿತು, ಶಿಷ್ಯನಾಗಿ ಬಿಡ್ತಾನೆ, ಇನ್ನು ಮೇಲೆ ಇರು ಅಂತ ಹೇಳ್ತಾರೆ. ಅವತ್ತಿನಿಂದ ಭೂತರಾಜ ಹೊಸ ಒಂದು ಪೋಸ್ಟ್ ಕ್ರಿಯೇಟ್ ಆಯಿತು. ವಾದಿರಾಜ ಸ್ವಾಮಿಗಳು ಬದ್ಧ ಸೇವಕನ ಓಡಾಡ್ತಾ ಇರ್ತಾರೆ. ಇದರಿಂದ ನಮಗೆ ತೋರಿಸಿಕೊಡ್ತಾರೆ, ಪ್ರಾತಃ ಸ್ನಾನ ಪ್ರತಿನಿತ್ಯದಲ್ಲೂ ಮಾಡಬೇಕು, ಈ 4 ತಿಂಗಳಂತೂ ಮಾಡಲೇಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯನೂ ಮಾಡಬೇಕು, ನಾವು ಮಾಡಲೇಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಸೂರ್ಯಾರ್ಘ್ಯ ಕೊಟ್ಟು ಜಪ ಶುರು ಮಾಡದೆ ಹೋದರೆ ಎಷ್ಟು ಪಾಪ ಬರುತ್ತೆ ಅಂತ ಹೇಳ್ತಾರೆ ಪುರಾಣಗಳಲ್ಲಿ. ಅಂದರೆ ಸೂರ್ಯ ಹತ್ಯಾ ದೋಷ ಬರುತ್ತೆ ಅಂತ ಹೇಳಿದ್ರು. ಸೂರ್ಯನಕ್ಕೊಂದು ಪಾಪ ಬರುತ್ತದೆ, ಸೂರ್ಯನಕ್ಕೂ ಅಟೆಂಪ್ಟ್ ಆಫ್ ಮರ್ಡರ್ ಅಂತ ಆ ಕೇಸ್ ಅದು. ಸೂರ್ಯನಕ್ಕೆ ಒಂದಷ್ಟು ಪಾಪ ಬರುತ್ತಾದ್ದರಿಂದ ಸೂರ್ಯನ ಕೊಲ್ಲೋದಿಲ್ಲ, ಆ ಪಾಪ ಬರುತ್ತಾದ್ದರಿಂದ ಪ್ರತಿಯೊಬ್ಬರಿಗೂ ಸಕಾಲಕ್ಕೆ ಮಾಡಿ. ಎಷ್ಟು ಜನಕ್ಕೆ ಗೊತ್ತಿದೆ, ನಾವು ಮಾಡೋದೇ ಮಾಡಿದಾಗ ಸಂಧ್ಯಾವನ್ಯ ಸಂಧ್ಯಾನೆ ಮಾಡೋದಿಲ್ಲ, ಅಷ್ಟೊಂದು ಮಾಡಿದರೆ ಮಾಡದೆ ಸಂಧ್ಯಾವನ್ಯ ಅಷ್ಟು ಅವ್ರು ಅಂದ್ಕೋಬೇಕು ಹೊರತು ಇವನೇನು ಮಾಡೋದಿಲ್ಲ. ಎಷ್ಟು ಪಾಪ ಬರುತ್ತೆ ಲೆಕ್ಕ ಹಾಕಿ, ಅದರ ಫಲ ಬ್ರಹ್ಮರಾಕ್ಷಸನಾಗಿ ಹುಟ್ಟುತ್ತಾನೆ ಅಂತ. ಅಂತ ತಪ್ಪನ್ನು ತಿದ್ದಕ್ಕೆ ಈ ಕಥೆ ಬಂದಿದೆ. ಅವತ್ತಿಂದ ಭೂತರಾಜನಾಗಿ ಅವರ ಮೇಣೆ ಅವನೇ ಹೊರತಿದ್ದಾನೆ. ಮುಂದುಗಡೆಗೆ ಭೂತರಾಜ, ಹಿಂದ್ಗಡೆ ಹುಡುದು ಭೂತರಾಜ ಸಭಾರೆ ಕಡ್ಡಿ ಕಾಣ್ತಿರಲಿಲ್ಲ. ನೋಡಿದ್ರೆ ಅಂತರದಲ್ಲಿ ಹೋದಾಗ ಕಾಣಿಸ್ತಿದ್ರು, ಮುಂದ್ಗಡೆ ಯಾರೂ ಇಲ್ಲ, ಹಿಂದೆ ಮಾತ್ರ ಮುಂದಿನ ಟೈರ್ ಎರಡೂ ಇಲ್ಲ, ಹಾಗೆ ಹೋಗಿ ಕಾರ್ ನೆನೆಸಿ ಇಮ್ಯಾಜಿನ್ ಮಾಡಿ ನೋಡೋಣ. ಟೂ ವೀಲರ್ ಮುಂದಿನ ವೀಲ್ ಇಲ್ಲೇ ಇಲ್ಲ, ಮುಂದಿನ ಬರೀ ಹೋಗ್ತಿದೆ ಅಂತ ಕೇಳಿದ್ರೆ ಗಾಬರಿ ಆಗಿಬಿಡ್ತಾರೆ. ಅದು ಮ್ಯಾಜಿಕ್ ಟೈಪ್ ಓಡಾಡ್ತಾ ಇದ್ರು. ಇದೇ ಪ್ರಸಂಗದೊಳಗೆ ಒಂದು ಪ್ರಸಂಗ ನಡೆಸೋಗಿತ್ತು. ಈ ಸೋದೆ ಅಂತ ಸೋಂದಾ ರಾಜ್ಯ, ಅದು ಸಂಸ್ಥಾನ, ಸೋಂದ ಮಡಖೇಡ ಸಂಸ್ಥಾನವಾಗಿತ್ತು ಟೀಕಾರಾಯರ ಕಾಲಕ್ಕೆ. ಇದು ಒಂದು ಸಂಸ್ಥಾನ, ವಿಜಯನಗರದ ಕೃಷ್ಣದೇವರಾಜರ ಸಮೀಪದ ಬಂಧು ಅರಸಪ್ಪನಾಯಕ ಅಂತ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಸಂಚಾರ ಮಾಡ್ತಾ ಮಾಡ್ತಾ ವಾದಿರಾಜ ಸ್ವಾಮಿಗಳು ಆ ಸೋಂದೆ ಹತ್ತಿರ ಶಾಲ್ಮಲಿ ನದಿ ಇದೆ, ಅಲ್ಲಿ ತಪೋವನ ಅಂತ ಒಂದು ಸ್ಥಳ ಇವತ್ತಿಗೂ ಇದೆ. ಅನೇಕ ತಪಸ್ಸು ಮಾಡ್ಕೊಂಡು ಕೂಡ್ತಾ ಇದ್ದಾರೆ. ನಿರ್ಜನ ಪ್ರದೇಶ, ಇವತ್ತಿಗೂ ಭಯಾನಕವಾದ ಪ್ರದೇಶ. ಅಲ್ಲಿ ಕ್ರೂರಮಗಳು ಇವತ್ತಿಗೂ ಓಡಾಡುತ್ತೆ, ರಾತ್ರಿ ಯಾರೂ ಅಲ್ಲಿ ವಾಸ ಮಾಡೋದಿಲ್ಲ, ಇವತ್ತಿಗೂ ವಾಸ ಮಾಡೋದಿಲ್ಲ. ಅಷ್ಟೇ ಇಲ್ಲ, ಸಾಯಂಕಾಲ ಮೇಲೆ ದರ್ಶನಕ್ಕೆ ಯಾರು ಕರ್ಕೊಂಡು ಹೋಗೋದಿಲ್ಲ ನಿಮ್ಮನ್ನು, ಬರೀ ಅಪಾಯ ಇದೆ ಅಂತ ಹೇಳ್ತಾರೆ. ಅಂಥ ಜಾಗದಲ್ಲಿ ತಪಸ್ಸಿ ಕೂತರು, ಅಂಥ ಜಾಗ ಯಾತ್ರ ಕಾಯಿಸ್ಕೋತಾರೆ ಅಂದರೆ ಜನ ವಿಘ್ನ ಮಾಡೋದಿಲ್ಲ ಅಂತ. ಸೇಫ್ ಪ್ಲೇಸ್ ಅದು, ಇವರಿಗೆ ಸೇಫ್ಟಿ ಪ್ರಶ್ನೆನೇ ಇಲ್ಲ, ಆರಾಮಾಗಿದ್ದವರು ಇವರು ಮಾಡ್ಕೊಂಡು ಕೂತಿರ್ತಾರೆ. ಅರಸಪ್ಪ ನಾಯಕ ರಾಜ್ಯ ಆಡ್ತಿರ್ತಾರೆ. ಇದರ ಕಾಲ ಯುದ್ಧಗಳೆಲ್ಲ ತೀರಾ ಕಾಮನ್ ಅದು. ಶತ್ರುಗಳು ಅಟ್ಯಾಕ್ ಮಾಡಿದ್ರು ಅರಸಪ್ಪ ನಾಯಕನನ್ನು, ಅವ್ರು ಭಾರಿ ಪ್ರಬಲ ಶತ್ರುಗಳು ಬಂದಿದ್ದರೆ ಯುದ್ಧ ಮಾಡೋಕ್ಕಾಗಲಿಲ್ಲ ಆಯ್ತಾನೆ, ಸೋತು ಬಿಡ್ತಾನೆ. ಶತ್ರುಗಳು ಕೋಟೆ ಒಡೆದು ಒಳಗೆ ಪ್ರವೇಶ ಮಾಡಿಬಿಡ್ತಾನೆ. ಇವನಿಗೆ ಏನು ಯೋಚನೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ, ತಾನು ಬದುಕಿದ ಸಾಕೋದು ಒಬ್ಬನೇ ಓಡಿ ಬಂದುಬಿಡ್ತಾನೆ. ಹೆಂಡತಿ ಮಕ್ಕಳು ಯಾವುದೂ ಇಲ್ಲ, ಓಡಿ ಬಂದುಬಿಡ್ತಾನೆ. ಓಡ್ತಾ 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 ಬರ್ತಾನೆ, ಹಿಂದಿನಿಂದ ಸೈನ್ಯ ಅಡ್ಸ್ಕೊಂಡು ಬರುತ್ತೆ. ಹೇಗಾದ್ರೂ ತಪ್ಪಿಸ್ಕೊಂಡು ಬರ್ತಾನೆ. ಅವನು ಎಷ್ಟೋ ಜನ್ಮಗಳ ಪುಣ್ಯ ಒಂದು ಪಾಪ. ವಾದಿರಾಜ ಸ್ವಾಮಿಗಳಿದ್ದಲ್ಲಿ ಬಂದ, ವಾದಿರಾಜ ಸ್ವಾಮಿಗಳಂತೂ ಗೊತ್ತೇ ಇಲ್ಲ ಅಲ್ಲಿಗೆ ಬಂದ. ನೋಡ್ದ ಇವ್ರ ವರ್ಚಸ್ಸನ್ನು ನೋಡ್ದ, ತಕ್ಷಣ ಅನ್ನಿಸ್ತು ಅವರಿಗೆ ಇವರಿಂದ ನನ್ನ ರಕ್ಷಣೆ ಆಗುತ್ತೆ ಅನಿಸ್ಬಿಡ್ತಾತಾನೆ. ಈ ರಕ್ಷಣೆ ಆಗುತ್ತೆ ಅಂತ ಅನಿಸಿಬಿಡ್ತು. ಸಾಷ್ಟಾಗ ನಮಸ್ಕಾರ ಹಾಕಿದ, ದೈವಯೋಗ ಅಂದ ಹಾಗೆ. ಅವರು ಪುಣ್ಯಕ್ಕೆ ಆ ಕಾಲಕ್ಕೆ ಕಣ್ಣು ತೆಗೆದು ನೋಡ್ತಿದ್ರು, ಇಲ್ಲ ಹೋಯ್ದ್ರೆ ಏನು ಮಾಡೋಕ್ಕೆ ಇದನ್ನ ತಪ್ಪಿಸ್ಕೊಂಡು ದೇವ್ರ ಕೂಡಿಸ್ತಾರೆ. ಪುಣ್ಯ ಮಾಡಿದವರ ಪುಣ್ಯವನ್ನು ಪರಮಾತ್ಮ ಜಾಯಿನ್ ಮಾಡ್ತಾನೆ ಆ ಥರ. ಅದು ಯೋಗ ಅಂತ ಕರೀತಾರೆ. ಸ್ವಾಮಿಯನ್ನು ದಯವಿಟ್ಟು ಕಾಪಾಡಬೇಕು ಅಂತ ಕೇಳಿದ. ತಕ್ಷಣ ಅವರು ಆಗಲಿ ತಥಾಸ್ತಿ ಏನಾಗಿದೆ ಅಂತ ಕೇಳಿದ. ತನ್ನ ದುಃಖ ಎಲ್ಲ ಹೇಳಿಕೊಂಡ. ಆಗ ಒಂದು ಸಮಸ್ಯೆ ನಡೆದೋಗಿತ್ತು. ಅವನಿಗೊಬ್ಬ ಗುರು ಇದ್ದ, ಅವನೊಬ್ಬ ಲಿಂಗಾಯತ ಗುರು ಇದ್ದ. ಆ ಗುರು ಮಹಾಧೂರ್ತ ಗುರು, ಅವನಿಂದನೇ ರಾಜ್ಯ ಹಾಳಾಗಿತ್ತು. ಅವನೇನು ಮಾಡ್ತಿದ್ದ ಗೊತ್ತಾ, ಎಲ್ಲರನ್ನೂ ಕೂಡ ಈ ಸೇವರನ್ನಾಗಿ ಮಾಡಬೇಕು ಅಂತ ಸಂಕಲ್ಪ ತೊಟ್ಟುಬಿಟ್ಟಿದ್ದ. ಅದಕ್ಕೊಂದು ಪ್ಲಾನ್ ಮಾಡಿದ್ದ ಅವನು. ಸುಮ್ಮನೆ ಹೇಳಿದ್ರೆ ಯಾರು ಕೇಳೋದಿಲ್ಲ ಅಂಥೇಳಿ ಅವನು ಮಾಂತ್ರಿಕ, ಅವನು ಮಾಯಾವಿ. ಸಭೆಗಳಲ್ಲಿ ದಿವಸ ಅವನು ಆಕಾಶದಿಂದ ಇಳಿದು ಬರೋಕೆ ಪ್ರೆಟೆಂಡ್ ಮಾಡ್ತಿದ್ದಂತೆ, ಮೇಲಿಂದ ಇಳಿದು ಬಂದಾಗ ಬರ್ತಿದ್ದಂಥ. ಜನಕ್ಕೆಲ್ಲ ಆಶ್ಚರ್ಯವಾಯಿತು, ಎಲ್ಲಿಗೆ ಎಲ್ಲಿಂದ ಬರ್ತೀನಿ ಅಂತ ಕೇಳಿದರು. ಅವರು ಸುದ್ದಿ ಹಬ್ಬಿಸಿದ್ದಂತೆ, ನಿತ್ಯ ನಾನು ಪಾರ್ವತಿ ಪರಮೇಶ್ವರನ್ನು ಮೀಟ್ ಮಾಡಿ ಬರ್ತೇನೆ ಅಂತ ಸುದ್ದಿ ಹಬ್ಬಿಸಿದ್ದಂತೆ. ಎಂಥ ರಾಕ್ಷಸರಿರ್ತಾರೆ ಅಂದರೆ ಪಾರ್ವತಿ ಮೀಟ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ಹರಟಿ ಹೊಡೆದು ಬರ್ತೀನಿ ಬೀಳ್ತಿ ಮಾತಾಡ್ತಿದ್ದವರು. ಅದು ನೋಡೋದು ಸರಿಯಾಗಿ ಇಳಿದು ಬರ್ತಿದ್ದ. ಜನಗಳ ನಂಬಿಕೆ ಬರಹ ಮಾಡಿದ ಅವರು, ರಾಜನೂ ನಂಬಿಕೆ ಬಂದೋಯ್ತು ಕೊನೆಗೆ. ಪಾಪ ಅವನು ಕೇಳ್ಕೊಂಡ ಮೇಲೆ, ಸ್ವಾಮಿ ಏನಿದೆಲ್ಲ, ಏನು ಸಂದೇಶ ಕಳಿಸಿದ್ದಾರೆ, ಸಹಜವಾಗಿ ದೊಡ್ಡವರು ಯಾರು ಹೇಳಿ ಕಳಿಸಿದ್ರ ಅಂತ ಕೇಳಿದರೆ, ಹೌದು ಹೇಳಿ ಕಳಿಸಿದ್ದಾರೆ, ಎಲ್ಲರನ್ನೂ ಸೇವರು ಮಾಡು ಅಂತ ಹೇಳಿ ಕಳಿಸಿದ್ದಾರೆ. ಸುದ್ದಿ ಹಬ್ಬಿಸ್ಬಿಟ್ಟು ರಾಜ ಮೋಸ ಹೋಗಿಬಿಟ್ಟ, ಎಲ್ಲರಿಗೂ ಕೂಡ ಇದು ಕಟ್ಟಕ್ಕೆ ಶುರು ಮಾಡಿಬಿಟ್ಟ. ನಡೆಯಲು ಬಲಾತ್ಕಾರದಿಂದ ಮತಾಂತರದ ಒಂದು ಕೆಸ ಪ್ರಸಂಗ ನಡೀತಾ, ಎಲ್ಲರಿಗೂ ಕೂಡ ಲಿಂಗವಂತನ ಕನ್ವರ್ಟ್ ಮಾಡಬೇಕು ಅಂತ ಹೊರಟು ದೊಡ್ಡ ಅನಾಹುತ ಎಬ್ಬಿಸಿಬಿಟ್ಟಿತ್ತು. ಅಲ್ಲಿಯ ಬ್ರಾಹ್ಮಣರಿಗೆ ಭಾರಿ ಸಮಸ್ಯೆ ಶುರುವಾಗಿತ್ತು. ಅವರೆಲ್ಲ ಯಾರು ಕಾಪಾಡ್ತಾರೆ ಅಂತ ಅಂದ್ಕೋತಾ ಇದ್ರು. ಆಗ ವಾದಿರಾಜ ಸ್ವಾಮಿಗಳು ಅಲ್ಲಿಗೆ ಬಂದರು. ಅಂದರೆ ಹೇಗೆ ಜ್ಞಾನಿಗಳು ಎಂಥ ಒಂದು ಕ್ರಿಶಿಯಲ್ ಪೀರಿಯಡಲ್ಲಿ ಬರ್ತಾರೆ ಎಂಬುದಕ್ಕೆ ಸಾಕ್ಷಿ ಅದು. ಆ ಸಮಯ ಸರಿಯಾಗಿ ಅಲ್ಲಿಗೆ ಬಂದಿದ್ದರು. ಅದರ ಪ್ರಭಾವ ಇವನು ಜನಗಳೆಲ್ಲ ರೆಬೆಲ್ ಆದಾಗಾದರೂ ಬೇರೆ ರಾಜ್ಯ ಸುದ್ದಿ ಹೋಯಿತು, ಬಂದರು ಅಟ್ಯಾಕ್ ಮಾಡಿದ್ರು, ರಾಜ್ಯ ಭ್ರಷ್ಟನ್ ಮಾಡಿಬಿಟ್ರು. ಸೊ ಅವ್ರು ಮಾಡಿದ ಕುತಂತ್ರದ ಸ್ಥಿತಿ ಇಲ್ಲಿ ಬಂದಿತ್ತು. ತಕ್ಷಣ ಇದೆಲ್ಲ ಕಥೆ ಹೇಳಿಕೊಂಡ, ಸ್ವಾಮಿ ಹೀಗಾಗಿದೆ ನೋಡಿ, ಇಷ್ಟು ಆಪತ್ತು ಬಂತಲ್ಲ, ಇಷ್ಟು ಕೈಲಾಸದಿಂದ ಬರ್ತೇನೆ ಕೈಲಾಸದಿಂದ ಬರ್ತೇನೆ ಅಂತ ಹೇಳಿ ನಾಪತ್ತೆ ಓಡೋಗ್ಬಿಟ್ಟ ಅವತ್ತಿನ ದಿವಸ. ಇವರೇ ಕೈ ಕೊಟ್ಟರು ಅಂತ, ಈ ಕೈ ಕೊಡ್ತಾರೆ ಸಮಯ ಬಂದ ದುಡ್ಡು ಕಿತ್ತಿಕೊಳ್ಳೋದು ಓಡೋಗ್ಬಿಡೋದು. ಆಮೇಲೆ ಅವರು ಅನಾಥನಾಗಿ ಬಂದಿದ್ದ. ವಾದಿರಾಸ ಆಯ್ತು ಬಿಡು ಅಂತ ಹೇಳಿ ಏನು ಮಾಡಲಿ, ಒಂದಿಷ್ಟು ಮಂತ್ರಾಕ್ಷತೆ ಕೊಟ್ಟು ತಗೊಂಡು ಹೋಗು, ಹೋಗು ನೀವು ಗೆರೆ ಆಗತ್ತೆ ಅಂತ ಹೇಳಿಬಿಟ್ಟು ಒಳ್ಳೆ ನಂಬಿಕೆ ಬಂತವ್ರಿ ಮುಖದಲ್ಲಿ ಬಂತ ವರ್ಚಸ್ಸಿತ್ತು ಅವರಿಗೆ, ನಂಬಿಕೊಂಡು ಅದು ಹಿಡ್ಕೊಂಡ ಹೊರಟ, ಸುಮ್ಮನೆ ಹೋಗು ಸಾಕು ಅಂತ ಹೇಳಿದ್ರು. ಶತ್ರುಗಳು ಸೈನ್ಯ ಏನಾಯಿತು, ಇನ್ನು ಹುಡುಕ್ತಾ ಇದ್ದಾರೆ, ಸಚ್ಚಿ ಮಾಡ್ಕೊಂಡು ಸಿಗ್ತಾರೆ ನೋಡ್ಬೇಕು ರಾಜ ಅಂತೇಳಿ. ಯಾವಾಗ ಇವ್ರು ಹೋದ್ರು ಓ ಬಂದರು ಅಂತ ತಿಳ್ಕೊಂಡು ನೋಡಿದರೆ, ಇವರು ಅಟ್ಯಾಕ್ ಮಾಡಲಿಕ್ಕೆ ಅಂತ ಬಂದರೆ ಸುಮ್ಮನೆ ಹೋಗ್ತಾ ಇದ್ದಾನಷ್ಟೇ. ಅವ್ರಿಗೇನು ಕಾಣ್ತಿದ್ದೆ ಗೊತ್ತಾ, ಇವರ ಹಿಂದೆ ಸಾವಿರಾರು ಕುದುರೆಗಳು ಬರೋದು ಕಾಣಿಸ್ತಾ ಇದೆ. ಇವ್ರ ಹಿಂದೆ ಕುದುರೆಗಳು, ದೊಡ್ಡ ಕುದುರೆಗಳ ಸಾಲು, ಸೈನ್ಯ, ಅಶ್ವಾರೋಹಿಗಳ ಸೈನ್ಯ ಜೋರಾಗಿ ಬರ್ತಾ ಇವೆ. ಅವ್ರಿಗೆ ಹೆದರಿಗೆ ಶುರುವಾಯಿತು, ಅವ್ರಿಗೆ ಓಡಕ್ಕೆ ಶುರು ಮಾಡಿಬಿಡ್ತಾರೆ. ಈ ಕಡೆ ಬಂದವ್ರು ಡೈರೆಕ್ಷನ್ ಚೇಂಜ್ ಮಾಡಿ ಓಡಕ್ಕೆ ಶುರು ಮಾಡ್ತಾರೆ, ಮತ್ತೆ ಸೀದಾ ಸೋತೆ ಓಡ್ತಾರೆ. ಹಿಂದಿನ ಬರ್ತಾನೆ ಇದೆ ದೊಡ್ಡ ಸೈನ್ಯ ಬರ್ತಾಯಿದೆ, ಗಾಬರಿ ಆಯಿತು, ಎಲ್ಲ ಬಿಟ್ಟು ಓಡಕ್ಕೆ ಶುರು ಮಾಡಿಬಿಡ್ತಾರೆ, ಪಟ್ಟಣ ಬಿಟ್ಟು ಓಡಿ ಹೋಗಿಬಿಡ್ತಾರೆ. ಅಂದರೆ ಅನಾಯಾಸದಿಂದ ಶತ್ರುಗಳು ಓಡೋದು, ಏನು ಮಾಡಲೇ, ಬರೀ ಅನಾಯಾಸ, ಏನು ಮಾಡಿ, ಒಂದು ರಕ್ತಪಾತ, ಹನಿ ರಕ್ತಪಾತ ಇಲ್ಲ, ಎಲ್ಲ ಓಡೋದ್ರು. ರಾಜ ಬಂದ ಸೇಫ್, ಮತ್ತೆ ಸೇರ್ಕೊಬಿಟ್ಟ ವಾಪಸ್. ಇದು ಯೋಗದಿಂದ ಹೇಗೆ ಮಾಡಿದರು ಅಂತ ತಿಳ್ಕೊಂಡ್ರೆ, ರಕ್ತ ಯತಿಗಳು ರಕ್ತಪಾತ ಮಾಡಿಸಲಿಲ್ಲ, ಮತ್ತು ಪಾಠ ಕಲಿಸಬೇಕಾಗಿತ್ತು ಅವಕಾಶ ಕೊಟ್ಟರು, ರಕ್ಷಣೆ ಮಾಡಿದ್ರು ರಕ್ಷಣೆ ಕೊಟ್ಟರು, ಹೊರಟೋಗ್ಬಿಟ್ರು. ವಿಜೇಂದ್ರ ಸ್ವಾಮಿಗಳು ಹಾಗೆ ಮಾಡ್ತಾರೆ, ಅವ್ರ ವಿಜಯಲ್ಲಿ ಬರ್ತದೆ. ರಾಕ್ಷ ಅಟ್ಯಾಕ್ ಮಾಡಲಿಕ್ಕೆ ಅಂತ ಸೈನ್ಯ ಬಂದ ಕಾಲಕ್ಕೆ ವಿಚಿತ್ರ ರೀತಿ ಅವರ ಸಾಮರ್ಥ್ಯ ತೋರಿಸಿಬಿಡ್ತಾರ. ಏನಾಯಿತು ಅಂತ ಕೇಳಿದರೆ, ಯಾವುದೋ ಅಟ್ಯಾಕ್ ಮಾಡಿ ದೇವಸ್ಥಾನದೊಳಗೆ ಬರ್ತಾರೆ, ಎತ್ಕೊಂಡು ಹೋಗಿ ಮೂರ್ತಿನ ಅಂತ ಬಂದ್ರಂತೆ. ಅದು ದಾರಿನೇ ಗೊತ್ತಾಗಲ್ಲ, ಅರಿತಾ ಬಿಡು, ಸುಮ್ಮನೆ ಎಲ್ಲೋದ್ರೂ ಅಲ್ಲೇ ರೌಂಡ್ ಹಾಕಿರ್ತಿದ್ದಾರೆ, ಹೊರತು ಹೊರಗೋರಿಗೆ ಬರ್ತಾ ಇಲ್ಲ. ಅವ್ರಿಗೆ ಟೋಟಲ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದರು, ಅಟ್ಟದ ಸೈನ್ಯ ಬಂದು ಓಡಿಸಿಬಿಡ್ತಾರೆ. ಶಕ್ತಿಗೆ ಅನೇಕ ಮತ್ತು ಶಕ್ತಿಯನ್ನು ತೋರಿಸ್ತಕ್ಕಂಥ ಸಾಮರ್ಥ್ಯ ಇದ್ದವರು ಇವರೆಲ್ಲ ಹಾಗೆ ಮಾಡಿದ್ದಕ್ಕೆ ವಾಪಸ್ ಬಂತು, ಖುಷಿಯಾದ. ಮೊದಲು ಮಾಡಿದ್ದಕ್ಕೆ ಸೀದಾ ಬಂದ ವಾಪಸ್, ಸ್ವಾಮಿ ನನ್ನ ಪ್ರಾಣ ಉಳಿಸಿ ಅಂತ ಕೇಳಿದರೆ, ಹೆಂಡತಿ ಮಕ್ಕಳು ರಾಜ್ಯ ಕೋಶ ಎಲ್ಲ ಉಳಿಸಿಬಿಟ್ಟಿದ್ದೀರಿ, ಆ ಗೋಪಿಚರಣದ ಗಡ್ಡೆಯಿಂದ ಉಳಿಸಿ ಅಂತ ಕೇಳಿದರೆ ಹಡಗನ್ನ ಆಚಾರ್ಯ ಸರ್ವಸ್ವ ಉಳಿಸಿಬಿಟ್ಟಿದ್ದೆ, ಬರೀ ಅವನ ಪ್ರಾಣ ಅಲ್ಲ ಕಂಪ್ಲೀಟ್ ಉಳಿಸಿದ್ದು, ಇಲ್ಲಿ ಹಾಗೆ ಆಯ್ತು ಎಲ್ಲ ಉಳಿಸಿಬಿಟ್ಟಿದ್ದೆ, ನಿಮಗೇನು ಕೊಡಬೇಕು ಅಂದರೆ ಏನು ಬೇಡ ಅಂತ ಹೇಳಿದರು. ಆಗ ತಕ್ಷಣ ಅವರು, ಸ್ವಾಮಿ ನಾನು ಗುರುಗಳ ಇಲ್ಲೇ ಇದ್ದು ಬಿಡಿ ಅಂತ ಪ್ರಾರ್ಥನೆ ಮಾಡಲ್ಲ. ತಕ್ಷಣ ವಾದಿರಾಜ ಸ್ವಾಮಿಗಳು ಬಂದರು, ಅಲ್ಲಿ ಕೂತರು. ಇಷ್ಟೊತ್ತಿಗೆ ಆ ಗುರು ಹಿಡಿದು ಬಂದ, ಕೆಲವರು ಆಪತ್ತು ಬಂದ ನಾಪತ್ತೆ, ಲಾಟ್ರಿ ಹೊಡೆದ ಬಂದುಬಿಡ್ತಾರೆ, ತಕ್ಷಣ ಬಂದುಬಿಟ್ಟು ಏನು ಆರಾಮ ಇದೆಯಾ ಅಂತ ಕೇಳಿ ಶುರು ಮಾಡಿಬಿಡ್ತಾರೆ ಎಲ್ಲರೂ ಕೂಡ. ಕೆಳಗೆ ಬಂದ ಮತ್ತೆ ನನ್ನ ಅನುಗ್ರಹ ಅಂತ ಶುರು ಮಾಡಿದೆ, ತಮಾಷೆ ನನ್ನ ಅನುಗ್ರಹ ಅಂತ ಹೇಳಿದೆ. ಇಷ್ಟು ಕೂಡ ಓಡಿ ಹೋಗಿದ್ದ ಪಾಪಿಷ್ಟ ಈಗ ಬಂದು ನನ್ನೇನು ಅನುಗ್ರಹ, ಅವನಿಗೆಲ್ಲ ಗೊತ್ತಿತ್ತು, ಪಾಪ ವಾದಿರಾಜ ಸ್ವಾಮಿ ಕಾಪಾಡಿದ್ದು ಅಂತ ಗೊತ್ತಿತ್ತಲ್ಲ, ಹೇಳಿದ ಒಪ್ಪಲಿಲ್ಲ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು. ಆಗ ಅವನಿಗೆ ಅರ್ಥ ಆಯ್ತಲ್ಲ, ಇನ್ನು ನನ್ನ ಮಾತು ನಡೆಯಲಿಲ್ಲ ಅಂತ ಗೊತ್ತಾಗಿಬಿಡ್ತು, ಮತ್ತೆ ಮಾಡ್ತೇನೆ ಅಂತ ಮರು ದಿವಸ ಹಾಗೆ ಬರಬೇಕು ಅಂತ ಬಂದ ಆಕಾಶದಿಂದ. ಬರೀ ದಿವಸ ಹಿಡಿತಾ ಇದ್ದ ಅವತ್ತು, ತಪ್ಪಂತ ಬಿದ್ದ ಅವತ್ತು, ವಾದಿರಾಜ ಸ್ವಾಮಿ ಶಕ್ತಿ ತೆಗೆದುಬಿಟ್ಟರು ತಪ್ಪಂತ ಬಿದ್ದ. ಆ ಎಲ್ಲರ ಮಧ್ಯೆ ಬರೆಯಾಯ್ತು, ಇದಕ್ಕೆ ಅರ್ಥ ಆಯ್ತು ಮೋಸ ಮಾಡ್ತಾನೆ ಅಂತ ಗೊತ್ತಾಯಿತು. ಇನ್ನು ಬೇರೆ ದಾರಿ ಇರಲಿಲ್ಲ, ಇನ್ನು ವಾದ ಮಾಡಬೇಕು ಅಂತ ಶುರುವಾಯಿತು. ವಾದ ಮಾಡಬೇಕು, ಸೋತವನು ಎಲ್ಲ ಬಿಟ್ಟು ಹೋಗಬೇಕು, ಆ ಕರಾರಾಗಿ ವಾದ ಶುರುವಾಯಿತು. ಅವನೇನು ವಾದ ಬರುತ್ತೆ ಅವನಿಗೆ, ಅದ ಪೂರ್ತಿ ಸೋತು ಹೋಗ್ತಾನೆ, ಸರ್ವಸ್ವವನ್ನು ಒಪ್ಪಿಸ್ತಾನೆ ವಾದಿರಾಜ ಸ್ವಾಮಿಗಳಿಗೆ, ಅದರ ಕುರುಹಾಗಿ ಅವನು ಬಸವನ ಗಂಟೆ ಅದನ್ನು ಕೊಟ್ಟು ಹೋಗ್ತಾನೆ. ಇವತ್ತಿಗೂ ಮಠದಲ್ಲಿ ಉಪಯೋಗಿಸ್ತಾರೆ ಗಂಟೆ, ಇದು ಕಥೆಯೆಲ್ಲ ಆ್ಯಕ್ಚುಯಲಿ ಫ್ಯಾಕ್ಟ್ ಇದು. ವೈಷ್ಣವರ ಮನೆಯಲ್ಲಿ ಬಸವನ ಗಂಟೆ ಉಪಯೋಗಿಸಬಾರದು, ಗರುಡ ಮುಖ್ಯಪ್ರಾಣರೇ ಇರಬೇಕು ಅಥವಾ ಮುಖ್ಯಪ್ರಾಣ ಅಂತೂ ಇರಲೇಬೇಕು, ಇಲ್ಲವರು ವೈಷ್ಣವರು ಉಪಯೋಗಿಸಬಾರದು. ಆದರೆ ಇದಕ್ಕೆ ಸ್ಮಾರಕವಾಗಿ ಮತ್ತು ವ್ಯಾಸರಾಜ ಮಠದಲ್ಲೂ ಅಂತ ಒಂದು ಗಂಟೆ ಇದೆ, ವಾದಿರಾಜ ಮಠದಲ್ಲೂ ಗಂಟೆ ಇದೆ, ಬಸವ ಭಟ್ಟ ಕೊಟ್ಟಿದ್ದಲ್ಲಿ ಇವನು ಇವನು ಕೊಟ್ಟಿದ್ದೀನಿ. ಯಾತಕ್ಕೆ ಇಟ್ಕೊಂಡ್ರು ಅಂದರೆ ವಾದಿದೇಯದ ಗುರುತು, ಅದು ಒಂದು ಒಬ್ಬ ಶೈವ ಸನ್ಯಾಸಿಯನ್ನು ಸೋರಿಸಿದ ಗುರುತಾಗಿ ಅದನ್ನು ಇವತ್ತಿಗೂ ನೋಡ್ತಾ ಇದ್ದೇವೆ. ಬಿಟ್ಟು ಹೋದ್ರೆ ಮತ್ತೆ ಸಿಗೋದಿಲ್ಲ, ತಪ್ಪಿಸಿಕೊಂಡು ಓಡೋಗಿಬಿಡ್ತಾರೆ. ಅಂದರೆ ಕನ್ವರ್ಷನ್ ತಪ್ಪಿಸಿದವರು ವಾದಿರಾಜ ಸ್ವಾಮಿ, ಎಲ್ಲರೂ ಕೂಡ ಗೊತ್ತ ಲಿಂಗಾಯತರಾಗಿರ್ತಕ್ಕಂಥ ದೊಡ್ಡ ಒಂದು ಅನಾಹುತ ನಿಂತಿತ್ತಲ್ಲ, ಅದು ಯೋಗಶಕ್ತಿಯಿಂದ ತಪ್ಪಿಸಿದರು. ಅರ್ಥಾರ್ಪನಾಗಿ ನೋಡಿದ ಅವರ ದಾಸಾನುದಾಸನಾಗಿ ಬಿಡ್ತಾನೆ ವಾದಿರಾಜ ಸ್ವಾಮಿಗಳ, ಕಟ್ಟ ಶಿಷ್ಯನಾಗ್ತಾನೆ. ಎಷ್ಟೊಂದರೆ ಪೂರ್ತಿ ವೈಷ್ಣವನಾಗಿ ಬಿಡ್ತಾನೆ, ಸಂಪೂರ್ಣ ವೈಷ್ಣವನಾಗ್ತಾನೆ. ಸುಮಾರು 100 ವರ್ಷಗಳ ಕಾಲ ವೈಷ್ಣವತ್ವ ಮುಂದೆ ಬೆಳೆದು ಬರುತ್ತೆ ಅವನಿಂದ. ನಮ್ಮ ಜನಕ್ಕೆ ಆಮೇಲೆ ಗೊತ್ತಲ್ಲ ಅಭ್ಯಾಸ, ಎಲ್ಲ ಹೆಸರು ಕೂಡ ರಾಮಚಂದ್ರನ ಅರಸಪ್ಪ ನಾಯಕ, ರಾಮಚಂದ್ರ ನಾಯಕ, ಎಲ್ಲ ದೇವ್ರ ಹೆಸರು ಆಮೇಲೆ ಎಲ್ಲ ಕೂಡ ಆಮೇಲೆ ಪುನಃ ವಾಪಸ್ ಹೋಗಿಬಿಡ್ತಾರೆ, ಪರಿಸೈವರಾಗಿಬಿಡ್ತಾರೆ. ಮತ್ತೆ ಯಾತಕ್ಕೆ ಅಂದರೆ ಯೋಗ ಇಲ್ಲ ಅವರಿಗೆ, ನಮ್ಮ ಜನಕ್ಕೆ ಫಾಲೋ ಅಪ್ ಆ್ಯಕ್ಷನ್ ಇಲ್ಲ, ಅವರಿಗೆ ಯೋಗ ಇಲ್ಲ. ಆ ಟಚ್ ಇಟ್ಕೊಂಡಿದ್ದರೆ ಮುಂದುವರಿತಿತ್ತು, ಹಾಗೇ ಟಚ್ ಬಿಟ್ಟಿದ್ದಕ್ಕೆ ಪುನಃ ಇದಾಗಿದೆ. ಅವ್ರ ಮತ ಶಾಸನಗಳೆಲ್ಲ ಸಿಗುತ್ತಿದ್ದು, ಕೆಲವು ಬರೀ ಕಥೆಗಳೆಲ್ಲ, ಶಾಸನಬದ್ಧವಾದ ಕಥೆ ಇದು. ಆ ಶಾಸನಗಳಿವೆಲ್ಲ ಸ್ಪಷ್ಟವಾಗಿ ತಿಳಿದು ವಾದಿರಾಜ ಸ್ವಾಮಿಗಳ ಮಹಿಮೆ, ಎಲ್ಲರೂ ದಾಸಾನುದಾಸರಾಗಿದ್ದ ಹಿರಿಮೆ ಎಲ್ಲ ಬರ್ತಾ ಇದೆ. ಹೀಗೆ ದೊಡ್ಡ ಒಂದು ವೈಷ್ಣವರಿಗೆ ಬಂದ ಬ್ರಾಹ್ಮಣ್ಯಕ್ಕೆ ಬಂದ ಆಪತ್ತನ್ನು ಪರಿಹಾರ ಮಾಡಿದ್ದು ಮತ್ತು ವಾದಿರಾಜ ಸ್ವಾಮಿಗಳೇ ಒಂದು ಘಟ್ಟ ಇದೆ. ಈ ಸಂಚಾರ ಮಾಡ್ತಾ ಮಾಡ್ತಾ ಅವರು ಹಂಪಿಗೆ ಮತ್ತೊಮ್ಮೆ ಬಂದ ಕಾಲಕ್ಕೆ ಆಗ ವ್ಯಾಸರಾಜ ಸ್ವಾಮಿಗಳು ಆಗಲೇ ವೃಂದಾವನಸ್ಥರಾಗಿದ್ದರು. ವಿಜಯನಗರ ಸಾಮ್ರಾಜ್ಯಕ್ಕೆ ಆಪತ್ತುಗಳು ಶುರುವಾಗಿದ್ದು ಬರಲಿಕ್ಕಾಗಲೇ, ಸೂರ್ಯ ಮುಳುಗಿದ ತಕ್ಷಣ ಕತ್ತಲೆ ಬರೋ ಹಾಗೆ ವ್ಯಾಸರಾಜರು ಹೊರಟ ತಕ್ಷಣ ಕತ್ತಲೆ ಶುರುವಾಗಿತ್ತಾಗ, ರಾಜನಿಗೆ ಅಪಾರವಾದ ಬಡತನ ಬಂದಿತ್ತು, ಎಲ್ಲ ಬಾಣಭಾರತ ಮಾಡಿ ಯುದ್ಧ ಕಡ್ಕೊಂಡ್ಬಿಟ್ಟಿದ್ರಾಗಲೇ. ಆಗ ಅವರೆಲ್ಲ ಕೇಳ್ಕೊತಾರೆ, ಸ್ವಾಮಿ ಭಾರಿ ಕಷ್ಟ ಆಗಿದೆ, ಅನುಗ್ರಹ ಮಾಡಬೇಕು, ಸಂಪತ್ತೇ ಇಲ್ಲ ಅಂತ ಕೇಳಿಕೊಂಡಾಗ ವಾದಿರಾಜ ಸ್ವಾಮಿಗಳು ಬನ್ನಿ ಅಂತ ಕರ್ಕೊಂಡು ಹೊರಟರು. ಜಾಗ ಕರ್ಕೊಂಡು ಹೋಗಿಬಿಟ್ಟು ದೊಡ್ಡ ಬೆಟ್ಟ, ಒಂದು ಗುಹೆ, ಬಾಗಿಲು ತೆಗೆದು ಒಳಗೆ ಹೋಗಿ ತೋಡ್ ಬನ್ನಿ ಅಂದ್ರೆ ಬರು ನೋಡ್ತಾರೆ. ರತ್ನದ ರಾಶಿ ಇತ್ತಂತೆ, ಅಪಾರವಾದ ಸಂಪತ್ತಿನ ರಾಶಿ ಇತ್ತಂತ ಹೇಳ್ತಾರೆ. ವಾಲಿ ಭಂಡಾರ ಅಂತ ಹೆಸರಂತೆ ಅದು, ತ್ರೇತಾಯುಗದ ಸಂಪತ್ತು ಹಾಗೆ ಕೂತಿತ್ತು. ವಾದಿರಾಸನವರು ತೆಕ್ಕೊಟ್ರಂತೆ. ಆಗ ಅವರು ಆಶ್ಚರ್ಯ ಪಟ್ಬಿಡ್ತಾನೆ ರಾಜ, ಸ್ವಾಮಿ ನಿಮಗೊಂದಿಷ್ಟು ಕಮಿಷನ್ ಟೈಪ್ ಶೇರ್ ಕೊಡ್ಲಕ್ಕೆ ಹೋದನಂತೆ, ದಂಡ ನಾನೇನು ಮಾಡಲಿ, ದೇವರು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅಲ್ಲಿ ಪೂಜಿತವಾದ ಮೂರ್ತಿ, ಸುಗ್ರೀವ ಪೂಜಿತ ವಾಲಿ ಮೂರ್ತಿ, ಅದನ್ನು ಮಾತ್ರ ತಗೊಂಡ್ರಂತೆ. ಇವತ್ತಿಗೂ ಮಠದಲ್ಲಿ ತೋರಿಸ್ತಾರೆ ವಾಲಿ ಸುಗ್ರೀವ ಪೂಜೆ ಮಾಡಿದಂಥ ದೇವರುಗಳನ್ನ ಇವತ್ತು ನಾವು ಕಾಣೋ ಸೋದೆ ವಾದಿರಾಜ ಮಠದಲ್ಲಿ. ಹೇಳಿದ್ದಕ್ಕೆಲ್ಲ ಪ್ರೂಫ್ ಸಿಗುತ್ತೆ. ಅಟ್ ಸೆಷ್ಟ ತುಂಬ ದೇವರಿದ್ದಾರೆ ವಾದಿರಾಜ ಮಠದಲ್ಲಿ, ಹೆಚ್ಚು ದೇವರುಗಳ ಮಹಿಮೆಯಿಂದ ಬಂದ ದೇವರುಗಳೇನೆ. ಈಗ ವಾಲಿ ಭಂಡಾರ ಸುಗ್ರೀವ ಭಂಡಾರದಿಂದ ಪ್ರತಿಮೆಯನ್ನು ಮಾತ್ರ ತಗೊಂಡವರು ಅಯೋಧ್ಯೆ ಕಡೆಗೆ ಹೋಗಿದ್ರು. ಅಲ್ಲೂ ಕೂಡ ಅಷ್ಟೇನೆ, ಅವು ಎಷ್ಟು ಏನೇನೋ ತರ್ತಾರೆ ಜನಗಳು. ಅಲ್ಲಿ ಹೋದಾಗ ಗರುಡ ಮುಖ್ಯ ಪ್ರಾಣ ತಂದಿದ್ದಾರೆ, ಕೃಷ್ಣಗಿರಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಕಡೆ ಮುಖ್ಯ ಪ್ರಾಣ, ಆ ಕಡೆ ಗರುಡ. ಆಚಾರ್ಯರ ಪ್ರತಿಷ್ಠಿತವಾದ ಕೃಷ್ಣ, ವಾದಿರಾಜ ಪ್ರತಿಷ್ಠಿತವಾದ ಮುಖ್ಯ ಪ್ರಾಣ ಗರುಡ. ನಿತ್ಯವೂ ವಿಶೇಷ ಪೂಜೆ ಅಂದರೆ ವಾದಿರಾಜ ಸ್ವಾಮಿಗಳು ಅಯೋಧ್ಯೆಯಲ್ಲಿ ಇದೇ ಇಲ್ಲಿ ಅಷ್ಟು ಪ್ರಾಚೀನ ಕಾಲದ ವಿಗ್ರಹ ತಂದು ಪ್ರತಿಷ್ಠಾಪನೆ ಮಾಡಿಸಿದರು. ದ್ವಾರಕೆಯಿಂದ ಬಂದ ಕೃಷ್ಣ ಅಲ್ಲಿದ್ದಾನೆ, ಅಯೋಧ್ಯೆಯಿಂದ ಬಂದ ಹನುಮಂತ ಅಲ್ಲಿದ್ದಾನೆ, ಎರಡನ್ನೂ ಅವರು ಮಾಡಿದರು. ಹೀಗೆ ಸಂಚಾರ ಮಾಡ್ತಾ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ಸಂಚಾರ ಮಾಡ್ತಿದ್ದಾಗ ಮೂಡುಬಿದರೆ ಈಗ ಉಡುಪಿ ಕಡೆ ಸಂಚಾರ ಮಾಡಬೇಕಾದ್ರೆ ಒಂದು ಜೈನರ ದೊಡ್ಡ ದೊಡ್ಡ ವಿಗ್ರಹಗಳಿರ್ತಕ್ಕಂಥ ಸ್ಥಳ, ಇವತ್ತಿಗೂ ಅಲ್ಲಿ ತುಂಬ ವಿಗ್ರಹಗಳಿರೋ ಜಾಗಗಳಿವೆ ಅಂತ. ಅಲ್ಲಿ ಒಬ್ಬ ಜೈನ ಸನ್ಯಾಸಿ ಕರೆದ ಇವರನ್ನು, ಅದರ ಹೆಸರು ಭಾರಿ ಇತ್ತಲ್ಲ ಇವರಿಗೆ, ನಮ್ಮ ಮಠಕ್ಕೆ ಒಂದು ವಿಜಿಟ್ ಕೊಡ್ರಿ ವಿಜಿಟ್ ಕೊಡ್ರಿ ಅಂತ ಕರೆದ. ಅವ್ರು ಹೇಳಿದರು ವಿಜಿಟ್ ಏನೋ ಕೊಡ್ತೇನೆ, ಬಂದು ಏನು ಮಾಡಲಿ ಅಂತ ಕೇಳಿದರು. ಎಷ್ಟು ವಿಗ್ರಹ ಇಟ್ಟಿದ್ರೆ ಗೊತ್ತಾ ನಾನು, ನೋಡಿ ಬಂದು ಅಂತ ಹೇಳಿದ. ನೋಡ್ತೇನೆ, ಆದರೆ ನಮ್ಮ ಕಣ್ಣು ವಿಚಿತ್ರ, ನಾನು ನೋಡಿಬಿಟ್ರೆ ನಿಮ್ಮ ದೇವರು ನಮ್ಮ ದೇವರಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ರು ವಾದಿರಾಜ ಸ್ವಾಮಿ. ನಿಮ್ಮ ದೇವರು ನಮ್ಮ ದೇವರಾದ್ರೆ ಏನು ಮಾಡಬೇಕು ಅದಕ್ಕೆ, ಹಾಗೆಲ್ಲ ಆಗೋದಿಲ್ಲ ಬನ್ನಿರಿ ಅಂದ್ರಂತೆ. ಆದರೆ ಏನಪ್ಪ ಮಾಡ್ತೀ ಅಂದ್ರಂತೆ, ನಿಮಗೆ ಕೊಟ್ಟುಬಿಡ್ತೀನಿ ಅಂದ್ರಂತೆ. ಸರಿ ಅಂತ ಹೊರಟ್ರು. ಅಲ್ಲಿ ಪಚ್ಚೆಯ ಒಳ್ಳೆಯ ಪಚ್ಚೆಯ ಪ್ರತಿಮೆಗಳು, ವಿಚಿತ್ರವಾದ ಜೈನ ತೀರ್ಥಂಕರ ಪ್ರತಿಮೆಗಳೆಲ್ಲ ಕೂಡ ಎಲ್ಲ ತೋರಿಸ್ತಾ ಹೋಗ್ತಾನೆ. ಆದರೆ ಒಂದು ಪ್ರತಿಮೆ ನೋಡ್ತಾರೆ, ಒಂದು ನಿಮಿಷ ಧ್ಯಾನ ಮಾಡಿಬಿಡ್ತಾರೆ, ನೋಡ್ತಾನೆ ಅದು ವಿಠಲ, ಅದು ಪೂರ್ತಿ ಇಮ್ಮಿಡಿಯೇಟ್ ನೋಡ್ತಾರೆ ಚೇಂಜ್ ಅದು. ಆ ಕ್ಷಣಕ್ಕೆ ನೋಡ್ತಾರೆ, ಎಷ್ಟು ನೋಡಿದ್ರೆ ವಿಠಲನೇ ಅದು. ನೋಡಯ್ಯ ವಿಠಲ ದೇವ್ರಿಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ನಾ ಇಟ್ಟೇ ಇದ್ದಿಲ್ಲ ಅಂತಂದಾನೆ. ಅದಕ್ಕೆ ಹೇಳ್ತಿರೋ, ನಾನು ನೋಡಬಾರ್ದು ಅಂತ ಹೇಳಿದ್ರೆ ಕೇಳಿಲ್ಲ, ನೋಡಿದೀಯಾ ಏನಾಯ್ತು ನೋಡು ಅಂತ ಹೇಳಿದ್ರಂತೆ. ಅವ್ನು ಮಾತಿ ತಪ್ಪಲಿಲ್ಲ ಪಾಪ, ಸ್ವಾಮಿ ನೀವೇ ತಗೊಳ್ಳಿ, ಇವತ್ತು ಮಠದಲ್ಲಿದೆ ಪಚ್ಚೆ ಬಿಟ್ಟರು ದೇವರು ಮಠದಲ್ಲಿದ್ದಾರೆ. ವಾದಿರಾಜ ಸ್ವಾಮಿ ಎಷ್ಟು ಧ್ಯಾನ ಮಾಡಿದರು ಅಂದರೆ ಸಡನ್ನ ಚೇಂಜ್ ಮಾಡ್ತಕ್ಕಂಥ ಸಾಮರ್ಥ್ಯ. ದೇವರು ಒಲಿದು ಬಂದ ಅಂತ ಅರ್ಥ. ದೇವರು ಒಲಿದು ಯಾವ ರೂಪ ಬೇಕಾದ್ರೂ ತೋರಿಸಿ ಅನುಗ್ರಹ ಮಾಡ್ತಾನೆ. ಆ ಸತ್ಯವ್ರತರಾದರಿಗೆ ಮತ್ಸ್ಯ ರೂಪದಲ್ಲಿ ಪರಮಾತ್ಮ ಕಂಡ್ರೆ ವಾದಿರಾಜ ಸ್ವಾಮಿಗಳಿಗೆ ವಿಠ್ಠಲ ರೂಪದಲ್ಲಿ ದರ್ಶನ ಕೊಟ್ಟುಬಿಟ್ಟು ಮಠಕ್ಕೆ ಬಂದ. ಇಂದು ಇದೆಲ್ಲ ಯೋಗ ಸಿದ್ಧಿಗಳ ಫಲನೇ ಹೊರತು ಬೇರೆ ಯಾವುದೂ ಮಾಡೋಕ್ಕೆ ಸಾಧ್ಯ. ಚರಿತ್ರೆ ಭಾರಿ ದೊಡ್ಡದು, ಎಲ್ಲ ಹೇಳೋದಕ್ಕೆ ಟೈಮೇ ಆಗೋದಿಲ್ಲ, ಅಷ್ಟು ಮಹಾನುಭಾವ. ಇನ್ನೊಂದು ಕಡೆ ಸಂಚಾರ ಮಾಡ್ತಾ ಇದ್ರು. ಅವತ್ತೊಂದು ಮದುವೆ, ಪಾಪ ಊರಲ್ಲಿ ಮದುವೆ, ಒಳ್ಳೆ ಜಮೀನ್ದಾರನ ಮಗನ ಮದುವೆ. ಮದುವೆ ಎಲ್ಲ ಆಗಿದೆ, ಇನ್ನೇನು ಅವರು ನಿಷೇಕದ ಕೋಣೆಗೆ ಕಳಿಸ್ಬೇಕು. ಗಂಡ ಹೆಂಡತಿ ಇಬ್ಬರು ಹೋಗ್ತಿದ್ದಾರೆ. ಏನಾಯ್ತೋ ಏನೋ, ಅವನ ತಲೆ ಆ ಚೌಕಟ್ಟಿ ಬಡಿಯುತ್ತೆ, ಲಿಂಟಲ್ಲಿ ಬಡಿದ್ಬಿಟ್ಟು ಜೋರಾಗಿ ಬಡಿದು ತಕ್ಷ ಸತ್ಯ ಬಿದ್ದುಬಿಡ್ತಾರೆ ನೋಡಿ. ಆ ತಲೆಗೆ ಎಟ್ಟು ಬಿದ್ದಿದ್ದರೆ ತಕ್ಷ ಸತ್ತು ಬಿದ್ದುಬಿಟ್ಟಂತೆ. ನೋಡ್ತಾರೆ, ಗೋಳಾಡಿಬಿಡ್ತಾರೆ ಎಲ್ಲರೂ ಕೂಡ. ಆಗ ಪುಣ್ಯ, ಯಾರೋ ಹೇಳಿದ್ರು ವಾದಿರಾಜ ಸ್ವಾಮಿ ಊರಿಗೆ ಬಂದಿದ್ದಾರೆ. ಅವರು ಬಂದಿದ್ದಾರೆ ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತಲೇ ಅರ್ಥ. ಅವ್ರದ್ದು ಜ್ಞಾನಿಗಳು ನಿಜವಾಗಲೂ ಸಿಗೋದು ಎಷ್ಟು ಜನ್ಮಗಳ ಪುಣ್ಯನ ಯೋಚನೆ ಮಾಡಬೇಕು. ಅವ್ರು ಯೋಗ ಇತ್ತು ಬದುಕ ಯೋಗ. ತಕ್ಷಣ ಬಂದ, ಸಾಷ್ಟಾಂಗ ಮಾಡಿದ, ಸ್ವಾಮಿ ನನ್ನ ಮಗನ ಉಳಿಸ್ಬೇಕು, ರಕ್ಷಣೆ ಮಾಡಬೇಕು ಅಂತ ಕೇಳಿದ ತಕ್ಷಣ ಆಗಲಿ ಅಂತ ಹೇಳಿ ಲಕ್ಷ್ಮೀ ಶೋಭನ ಹಾಡು ಬರೆದ್ರಂತೆ. ಲಕ್ಷ್ಮೀ ಶೋಭನ ಹಾಡು ಬರೆದಿದ್ದಾಗವ್ರು ಬರೆದು ಬಿಟ್ಟು ಇದನ್ನು ಅಲ್ಲಿ ಹೇಳ್ತಿರ್ಲಿಕ್ಕೆ ಎದ್ದು ಕೂತ್ಬಿಟ್ಟಂತೆ. ಆಗೋದು ಮದುವೆ ದುರಂತದಲ್ಲಿ ಪರಿವಸಾನವಾಗತಕ್ಕಂಥ ಮದುವೆ ಎಷ್ಟೋ ಸಿಗುತ್ತೆ ನಮಗೆ. ಅದು ಆ ರೀತಿ ಆಗದೆ ಹೋಗಿದ್ದ ಕಾರಣ ವಾದಿರಾಜ ಸ್ವಾಮಿಗಳ ಅನುಗ್ರಹ. ಇವತ್ತಿಗೂ ಕೂಡ ಲಕ್ಷ್ಮೀ ಶೋಭನ ಹಾಡು ತುಂಬ ಪ್ರಸಿದ್ಧವಾದಂಥ ಹಾಡು. ಅದು ಮದುವೆ ಕಾಲಕ್ಕೆ ಲಕ್ಷ್ಮೀ ಶೋಭನ ಹಾಡು ಹೇಳಿದರೆ ಆ ದಂಪತಿಗಳು ಚಿರಾಯುಗಳಾಗ್ತಾರೆ, ಜೀವನದಲ್ಲಿ ಸುರಕ್ಷಿತವಾದಂತಹ ಒಂದು ಹೊಂದಾಣಿಕೆಯ ಬದುಕನ್ನು ಬದುಕ್ತಾರೆ ಎಂದು ಪ್ರತೀತಿ ಉಂಟು. ಅವರೇ ಹೇಳಿಬಿಡ್ತಾರೆ, ಸರಹಲಿ ನಮ್ಮ ವಧುವರರ ಅಂತಲೇ ಅವ್ರು ಹೇಳಿರೋದು. ಅಂತ ರಕ್ಷಣೆ ಕೊಡ್ತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ನಮ್ಮ ಕನ್ನಡದೊಳಗೆ ಹರಿದಾಸ ಸಾಹಿತ್ಯದೊಳಗೆ ಅತಿ ಹೆಚ್ಚು ಪಾರಾಯಣ ಎಲ್ಲ ಕಂಡ ಒಂದೇ ಒಂದು ಹಾಡು ಅಂದರೆ ಲಕ್ಷ್ಮೀ ಶೋಭನ ಹಾಡು. ಎಷ್ಟು ಯಾವವರಿಗೆ ಹೋದರೂ ಲಕ್ಷ್ಮೀ ಶೋಭನ 1 ಲಕ್ಷ ಆಯ್ತು, 2 ಲಕ್ಷ ಆಯಿತು, ಕೋಟಿ ಆಯಿತು ಅಂತ ಹೇಳ್ತಾನೆ ಇರ್ತಾರೆ. ಈ ಮಧ್ಯೆ ಅಷ್ಟರ ಮಟ್ಟಿಗೆ ಪ್ರಸಿದ್ಧವಾದ ಕೃತಿಯನ್ನು ಬರೆದು ಅಷ್ಟೇ ಅಲ್ಲ, ದಾಸ ಸಾಹಿತ್ಯಕ್ಕೆ ತುಂಬ ಗ್ರಂಥಗಳನ್ನು ಬರೀತಾರೆ ಅವರು. ಸ್ವಪ್ನಪದ ಅಂತ ಒಂದು, ಗುಂಡಕ್ರಿಯೆ ಅಂತ ಒಂದು, ವೈಕುಂಠ ವರ್ಣನೆ. ಇಡೀ ನಮ್ಮ ಇದರೊಳಗೆ ವೈಕುಂಠ ವರ್ಣನೆ ವಿಸ್ತಾರ ನೋಡಬೇಕು ಅಂದರೆ ವಾದಿರಾಜ ಸ್ವಾಮಿಗಳ ಕೃತಿ ಒಂದೇ ನಮಗಿರೋ ಆಧಾರ. ವಿಸ್ತಾರವಾಗಿ ವೈಕುಂಠ ವರ್ಣನೆಯನ್ನು ಬರೀತಾರೆ. ಅದರಲ್ಲಿ ಗದ್ಯ ಪದ್ಯ ಸಂಸ್ಕೃತ ಶ್ಲೋಕ ಎಲ್ಲವನ್ನೂ ಸೇರಿಸ್ತಾರೆ. ಅದೇ ರೀತಿಯಲ್ಲಿ ತುಂಬ ದೇವ್ರನಾಮಗಳು, ತುಂಬ ಉಗಾಭಗಳು, ತುಂಬ ಸುಳಾದಿಗಳು, ಒಂದಕ್ಕಿಂತ ಒಂದು ಒಳ್ಳೆಯ ದೇವ್ರನಾಮಗಳು. ಲಾಲಿ ಹಾಡು ಬರೀತಾರೆ, ಜೋಗಳದ ಹಾಡು ಬರೀತಾರೆ, ವರ್ಣನೆ ಹಾಡು ಬರೀತಾರೆ, ರಥೋತ್ಸವದ ಹಾಡು ಬರೀತಾರೆ. ತಿರುಪತಿ ಹಟ್ಲಕ್ಕೆ ಹೋದ್ರು, ಬೆಟ್ಟ ಹತ್ಲಕ್ಕೆ ಹೋದ್ರಂತೆ ವಾದಿರಾಜ ಸ್ವಾಮಿಗಳು. ಆಗ ಅದು ಪೂರ್ತಿಯಾಗಿ ಸಾಲಿಗ್ರಾಮಮಯ ದೊಡ್ಡ ಸಾಲಿಗ್ರಾಮ ಕಂಡ ಕಾಣಿಸ್ತದೆ. ಅರ್ಥ ವಾದಿರಾಜ ಸ್ವಾಮಿಗಳು ಇದನ್ನು ಕಾಲಿನ ಮುಟ್ಟಬಾರದು ಅಂತೇಳಿ ಮೊಳಕಾಲಿನ ಹತ್ತಿದ್ದಾರೆ. ಮೊಳಕಾಲಿನ ಇವತ್ತು ಬೆಟ್ಟ ಹತ್ತೋರೇ ಕಡಿಮೆ ಆಗ್ತಿದ್ದಾರೆ. ಅದು ತಿನ್ಕೋತ ಹತ್ತಿರ್ತಾರೆ. ಆ ವಿಚಾರ ಅಂಥವ್ರು ಕೂಡ ಒಂಥರ ಫ್ಯಾಷನ್ ಇದ್ದಾಗ ಹತ್ತಿರ್ತಾರೆ. ಅದು ಇದ್ದಾಗ ಮೋಟೆನೇರಿಯ ಇದ್ದಾಗ, ಆದರೆ ಭಕ್ತಿಯಿಂದ ಹತ್ತೋದು ಎಷ್ಟು ಕಷ್ಟ. ಮೊಳಕಾಲಿನಿಂದ ಹತ್ತಿದ್ರೆ ಅದು ವಾದಿರಾಜ ಸ್ವಾಮಿಗಳ ಶಕ್ತಿ. ಸಾರಿದೇವರು ನಿನ್ನ ವೆಂಕಟರನ್ನ ಅಂತ ದೇವರಾಮ ಬರೀತಾ ಹಾಗತ್ತಿ ದರ್ಶನ ಮಾಡಿ ಬಂದರಂತೆ. ಇಂಥ ಯೋಗಿಗಳವರು ಅದೇ ರೀತಿ ಇದ್ದಾಗಲೇ ತುಂಬ ನೆನೆವೆನೆ ಇರದ ನೀಲನೆ ವರ್ಣನ ಗುಣರನ್ನನ ಅಂತ ಹೇಳ್ತಾ ಬೇಲೂರಿನ ರಥ ನಿಂತೈತಂತೆ. ವಾದಿರಾಜ ಹಾಡಿದ ತಕ್ಷಣ ಮುಂದೆ ಬಂತು ಅಂತ ಹೇಳ್ತಾರೆ. ಬೇಲೂರಿನ ಚನ್ನಕೇಶವನ ರಥದಲ್ಲಿ ನಿರ್ವಿಘ್ನವಾಗಿ ರಥ ಸಾಗಿದ್ದು ವಾದಿರಾಜ ಸ್ವಾಮಿಗಳ ಸ್ತೋತ್ರದಿಂದ. ಅದೇ ರೀತಿ ಸಂಚಾರ ಮಾಡ್ತಾ ಮಾಡ್ತಾ ದೇವ್ರನಾಮಗಳಲ್ಲಿ ಈಗಲೋ ಇನ್ನಾವಾಗಲೋ ಈತನವು ಭೋಗದಿರದು, ಭೋಗದಾಶಯ ಬಿಡಿಸಯ್ಯ ನಾಗಶಯನ ನಳಿನ ನ್ಯಾಯನ ಒಂದು ಹಾಡಿದು. ಎಷ್ಟು ಮಾರ್ಮಿಕವಾದ ಹಾಡು. ನಮ್ಮ ದೇಹ ಹೋಗುತ್ತೋ ಇಲ್ಲೋ ಅಂತ ಯಾರಿಗೂ ಡೌಟ್ ಇಲ್ಲ, ಹೋಗೋದು ಗ್ಯಾರಂಟಿ. ಎಂದೋಗುತ್ತೆ ಡೌಟ್ ಅಷ್ಟೇ ಹೊರತು ಹೋಗೋದಿಲ್ಲ ಅಂತ ತಪ್ಪು ತಿಳ್ಕೋಬೇಡಿ ಅಂತ ಹೇಳಿಬಿಡ್ತಾರೆ. ಈಗಲೋ ಇನ್ನಾವಾಗಲೋ ಈತನವು ಭೋಗದಿರದು, ಭೋಗದಾಶಯ ಬಿಡಿಸಯ್ಯ ನಾಗಶಯನ ನಳಿನ ನ್ಯಾಯನ. ಈ ಹಾಡು ಎಷ್ಟು ಪ್ರಿಯವಾಗಿತ್ತು ಅಂದರೆ ಭಾಳ ಪ್ರಸಿದ್ಧ ಲಿಂಗಾಯತ ಗಾಯಕರು, ಲಿಂಗಾಯತರವರು ತಪ್ಪದೇ ಹಾಡಾಡ್ತಿದ್ರಂತೆ. ನಮ್ಮ ಕಚೇರಿಯಲ್ಲಿ ಹಾಡು ಹೇಳ್ತಿದ್ರಂತೆ ವಾದಿರಾಜ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂತ ಹೇಳಿಬಿಟ್ಟು. ಭಾಳ ಜನ ಗೊತ್ತಿಲ್ಲ. ಇವತ್ತಿಗೂ ಕೂಡ ವಾದಿರಾಜ ಅವ್ರ ಭಕ್ತರಲ್ಲಿ ನಾನ್ ಬ್ರಾಹ್ಮಿನ್ಸ್ ಭಾಳ ಜನ ಇದ್ದಾರೆ. ನಾನ್ ಬ್ರಾಹ್ಮಿನ್ಸ್ ಭಾರಿ ಶ್ರೀಮಂತರಿದ್ದಾರೆ, ಸಿಕ್ಕಾಪಟ್ಟೆ ಶ್ರೀಮಂತರು. ಅವರೆಲ್ಲ ಕೂಡ ವಾದಿರಾಜ ಸ್ವಾಮಿಗಳ ಹೆಸರೇ ತಂಬಿದಕ್ಕೆ ಇಟ್ಬಿಟ್ಟಿದ್ದಾರೆ. ಫ್ಯಾಕ್ಟ್ರಿಗಳೆಲ್ಲ ವಾದಿರಾಜ ಸ್ವಾಮಿಗಳ ಹೆಸರೇನೆ. ಅವರಿಂದ ಮುಂದೆ ಬಂದಿದ್ದೇವೆ. ನಾನು ಧಾರವಾಡಕ್ಕೆ ಹೋದಾಗ ಬಸವರಾಜ್ ಅಂತ ಒಬ್ಬ ಈಗಲೂ ಉಪನ್ಯಾಸಕ್ಕೆ ಬರ್ತಿರ್ತಾನಂತ. ನಾ ವಾದಿರಾಜ ಸ್ವಾಮಿ ಕಟ್ಟ ಭಕ್ತ ಏಕಾದಶಿ ಇದು ಮುದ್ರ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನ. ಪೂರ್ತಿಯಾಗಿ ವಾದಿರಾಜ ಸ್ವಾಮಿಗಳ ಶಿಷ್ಯ ಅಂತವ್ರು ತುಂಬ ಜನ ಇದ್ದೀವಿ ಸರ್ ನಮ್ಮ ಮಧ್ಯದಲ್ಲಿ ಅಂತ ಹೇಳಿದ್ದಾರೆ. ವಾದಿರಾಜ ಸ್ವಾಮಿಗಳು ತಮ್ಮ ಸಂಚಾರದ ಅವಧಿಯಲ್ಲಿ ಅಷ್ಟು ಪರಿವರ್ತನೆ ಮಾಡಿದವರು. ಇಂಥ ಹಾಡುಗಳಿಂದ ವಿಶೇಷವಾದ ಕ್ರಾಂತಿ ಮಾಡಿದವರು. ನಾರಾಯಣನ ನೆನೆ ನೆನೆ ಅಂತ ಒಂದು ಹಾಡಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಬಹುಶಃ ಸುಮ್ಮನೆ ರೆಕಾರ್ಡ್ ಆಗ್ತಿದ್ರೆ ಸಾಕು, ಬರಿಷ್ಠ ಅದನ್ನು ಕೇಳ್ಕೊಂಡು ಚೇಂಜ್ ಆಗಿಬಿಡ್ತಾರೆ. ಎಷ್ಟು ವರ್ಣನೆ ಮಾಡ್ತಾರೆ, ಎಷ್ಟು ಅದರ ಲಯ ಏನು, ಛಂದಸ್ಸೇನು, ಧಾಟಿ ಏನು, ಅದರ ಪದಗಳೇನು, ಸಂದೇಶ ಏನು. ಒಂದು ಹಾಡು ಸಾಕು, ವಾದಿರಾಜ ಸ್ವಾಮಿಗಳು ಒಂದು ಕೀರ್ತನೆ, ಒಂದು ಹೊಸ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿಬಿಡುತ್ತೆ. ಅಂಥ ಒಂದು ಅದ್ಭುತವಾದ ಕೃತಿ ಅವರು ಬರೆದಿದ್ದಾರೆ. ಅಂಥವು ಎಷ್ಟೋ ಲೆಕ್ಕನೇ ಇಲ್ಲ. ಒಂದು ಬರೀ ಸಂಗೀತ ಸಾಹಿತ್ಯ ಬರೆದಿದ್ದಕ್ಕೆ ಅವರು ದೊಡ್ಡ ಜ್ಞಾನಿಗಳಾಗ್ತಿದ್ರು. ಯುಕ್ತಿ ಮಲ್ಲಿಕ ಒಂದು ಸಾಕು, ರುಕ್ಮಿಣೇಶ್ವರ ವಿಜಯ ಸಾಕು, ಮಹಾಭಾರತ ಲಕ್ಷಾಲಂಕಾರ ಸಾಕು, ಮಹಾಭಾರತ ಭಾವಪ್ರಕಾಶಿಕ ಸಾಕು, ತೀರ್ಥ ಪ್ರಬಂಧ ಸಾಕು, ಸರಸಭಾರತಿ ವಿಲಾಸ ಸಾಕು. ಒಬ್ಬರೇ ಅಷ್ಟು ಬರೆದಿದ್ದಾರೆ ಅಂತ ಹೇಳಿದರೆ ಮುಂದೆ ಒಂದು ಕಾಲ ಬರುತ್ತೆ, ಸಾವಿರಾರು ವರ್ಷ ಆದಮೇಲೆ ನಾವು ನಮ್ಮ ಸಂಶೋಧಕರು ಬೇರೆ ಕೆಲಸ ಇರೋದಿಲ್ವಲ್ಲ. ರುಕ್ಮಿಣೇಶ್ವರ ಬರೆದ ವಾದಿರಾಜರೇ ಬೇರೆ, ಯುಕ್ತಿ ಮಲ್ಲಿಕ ಬರೆದವರೇ ಬೇರೆ, ಪವಾಡ ಮಾಡಿದವರೇ ಬೇರೆ, ಕನ್ನಡದಲ್ಲಿ ಹಾಡು ಬರೆದವರೇ ಬೇರೆ. ಯಾಕೆ ಒಬ್ಬರೇ ಮಾಡೋಕ್ಕಾಗೋದಿಲ್ಲ, ನಮ್ಮ ಕೈಲಿ ಆಗೋದಿಲ್ವಲ್ಲ, ಅವರು ಮಾಡಿಲ್ಲ. ಈ ಥರ ವಾದ್ಯ ಬಂದ್ಬಿಡ್ಬೋದು. ಕಾಲ ಕಡಿತಾ ಬೇರೆ ನಮ್ಮಲ್ಲಿ ಹಾಗಿರೋದು. ವೇದವ್ಯಾಸ ಮಹಾಭಾರತ ಬರೆದ ವೇದವ್ಯಾಸರೇ ಬೇರೆ, ಪುರಾಣ ಬರೆದ ವೇದವ್ಯಾಸರೇ ಬೇರೆ. ಏನು ಹೇಳಬೇಕು ಇವರಿಗೆ? ಆಚಾರ ಬಗ್ಗೆ ಬರುತ್ತೆ, ಸೂತ್ರ ಭಾಷೆ ಬರೆದ ಆಚಾರ್ಯ ಬೇರೆ, ನಿರ್ಣಯ ಬರೆದ ಆಚಾರ್ಯರು ಬೇರೆ. ಒಬ್ಬರೇ ಬರಲಿಕ್ಕಾಗೋದಿಲ್ವಲ್ಲ. ಈ ಥರ ನಮ್ಮ ಯೋಚನೆ. ನಮಗೆ ಇವತ್ತು ಗೊತ್ತು ಎಷ್ಟು ಒಬ್ಬರೇ ಮಾಡಿದ್ದಾರೆ ಅಂತೇಳಿ. ಇದು ಆಲ್ರೌಂಡ್ ಗ್ರೇಟ್ನೆಸ್, ಜೀವನ ಪೂರ್ತಿ ಅಂತ ವೈಭವಗಳ ಸರಮಾಲೆ ತೋರಿಸ್ತಾರೆ ಎಂಬುದವ್ರ ವೈಶಿಷ್ಟ್ಯ. ಅದೇ ರೀತಿ ಇದ್ದಾಗಲೇ ಅನೇಕ ಕಡೆಗೆ ಬೇರೆ ಬೇರೆ ಸವಾಲುಗಳು ಬರೋದು. ಸಂಚಾರ ಮಾಡ್ತಾ ಮಾಡ್ತಾ ಸೋದೆಗೆ ಅದೇ ಜಾಗ ಆರಿಸಿ ವೃಂದಾವನಕ್ಕೆ ಜಾಗ ಆರಿಸ್ಕೋಬೇಕಾದ್ರೆ ಒಂದು ಪ್ರಸಂಗ ಬಂದಿತ್ತಂತೆ. ಹೋಗಿ ನೋಡ್ತಾರೆ, ಅಲ್ಲಿ ಒಂದು ಹಸು ಪಕ್ಕದಲ್ಲಿ ಹುಲಿ ಜೊತೆ ಮಲಗಿದ್ವಂತೆ. ಹಸು ಹುಲಿ ಇಬ್ಬರು ಪಂಡಿತರು ಕೂಡೋದು ಕಷ್ಟ, ಜೊತೆಗೆ ಇವ್ರು ತಂದೆ ಮಗ ಕೂಡೋದಿಲ್ಲ, ಗಂಡ ಹೆಂಡತಿ ಕೂಡೋದು ಕಷ್ಟ. ಅಂತ ಕಾಲ ಬಂದ್ಬಿಟ್ಟು ಡೈವರ್ಸ್ ಕೇಸುಗಳು ಇವತ್ತು. ಗಂಡ ಹೆಂಡತಿ ಕೂಡೋದು ಕಷ್ಟ, ಹಸು ಕರು ಕೂತು ಹುಲಿ ಕೂತಿವೆ ಜೊತೆಗೆ. ಕಷ್ಟ ವಾದಿರಾಜ ಅವ್ರು ನೋಡಿದ್ರಂತೆ, ಇಲ್ಲೇ ನಾವು ವಾಸ ಮಾಡೋದಿನ ಮೇಲೆ ಅಂತ ಹೇಳ್ತಾರೆ. ಅದು ಪುಣ್ಯಭೂಮಿ ಅಂತ ಅರ್ಥ. ಅಲ್ಲಿ ಹೋದರೆ ವೈರತ್ವನೇ ಇರೋದಿಲ್ಲ ಅಂತ ಹೇಳ್ತಾರೆ. ಅಂತ ಪ್ರಸಿದ್ಧವಾದ ತಪೋಭೂಮಿಯನ್ನು ಮಾಡ್ಕೋತಾರೆ. ವೃಂದಾವನ ಮಾಡಿದ್ದೆಲ್ಲ ಜಾಗ ಅಂಥ ಜಾಗದಲ್ಲಿ ಮಾಡಿದ್ದಾರೆ. ಒಂದ್ಸರ್ತೆ ಅರ್ಥ ಜಪ ಮಾಡ್ತಾ ಕೂತಿದ್ದಾರೆ, ಒಂದು ಇಲಿ ಎಲ್ಲೋ ಓಡಾಡ್ತಿದೆ, ತಕ್ಷಣ ಹಾವು ಬಂದುಬಿಡ್ತಾರೆ. ತಕ್ಷಣ ಹಾವು ಬಂತು, ಇಲಿ ಏನು ಮಾಡಬೇಕು, ಎಲ್ಲಿ ಓಡಬೇಕು, ಹಾವು ಬಿಡೋದಿಲ್ಲ. ಅದಕ್ಕೆ ಇಲಿ ಬಗ್ಗೆ ಅದಕ್ಕೆ ಹೇಳ್ತಾರೆ ಆಕೋ ಬುಕ್ ಅಂತಲೇ ಹೆಸರು. ಈ ಬೆಕ್ಕಿಗೆ ಹಾವಿಗೆ ಆಕೋ ಬುಕ್ ಅಂತ, ಇಲಿ ತಿಂತವಂತ ಹೆಚ್ಚಾಗಿ ತಿನ್ನಕ್ಕೆ ಹತ್ತಿರ ಬಂದೇ ಬಿಡ್ತು. ಇಲಿ ಏನು ಮಾಡೋದು ಗೊತ್ತಾಗಲಿಲ್ಲ. ಆಗ ಬಂದು ವಾದಿರಾಜ ಅವರು ಜಪ ಮಾಡ್ತಿರಲಿಲ್ಲ, ಮನೆ ಕೆಳಗೆ ಕೂತ್ಕೊಂಡ್ಬಿಡ್ತದೆ. ಬಂದುಬಿಟ್ಟು ಮನೆ ಕೆಳಗೆ ಕೂತ್ಕೊಂಡಿದ್ದಂತೆ, ಹಾವು ಅಲ್ಲಿ ಬಂತಂತೆ. ಬಂದು ಎರಡು ಫ್ರೆಂಡ್ಸ್ ಆಗಿಬಿಟ್ಟು ಬಂದಿಬ್ಬರು ಕೂಡ, ಎರಡು ಆಡ್ತಾ ಕೂತ್ಕೊಂಡಿದ್ದು. ಇಲ್ಲಿ ಆ ಚಿನ್ನಾಟ ಎರಡು ಕೂಡ. ಎಲರುಣಿ ಭಯ ಕಂಜಿಲಿ ನಿಮ್ಮಾಸನ ಕೆಳಗಿರೆ ಕಂಡದ ನುಡುಹಿದ ಕರುಣಿ ವಾದಿರಾಜ ಗುರು ವಾದಿರಾಜ ಜಗನ್ನಾಥದಾಸರು ಬರೀತಾರೆ. ಇಲಿ ಬಂದು ಎಷ್ಟು ಪುಣ್ಯ ಮಾಡಿತ್ತೋ ಇಲಿ, ನಮ್ಮ ಜನ ಬಾಬಾನಾಥರು ಹೋಗ್ತಾರೆ ಪಾಪ, ಇಲಿ ವಾದಿರಾಜ ಸ್ವಾಮಿ ಹತ್ರ ಬಂದಿದೆ ಪಾಪ ಅಂತ. ಮನುಷ್ಯನಾಗೋದಕ್ಕೆ ಅಂತ ಇಲಿ ಆಗೋದು ವಾಸಿ ಅಂತ ಅರ್ಥ. ಮಾದಿರಾಜ ಸ್ವಾಮಿಗಳಂತಹ ಗುರುಗಳನ್ನು ಹುಡುಕೊಂಡು ಬಂದಿತ್ತು. ಮತ್ತೆ ಎಂದು ಇಲ್ಲಿಗೆ ಹಾವಿನ ಅಪತ್ಯ ಬರದಂತೆ ಮಾಡಿಬಿಟ್ರು. ಇದು ಯಾವುದೋ ಮಾಡೋದಲ್ಲ, ಎರಡು ಪರ್ಫೆಕ್ಟ್ಲಿ ಆಪೋಸಿಟ್ಟವು. ಅದನ್ನ ಜೊತೆ ಫ್ರೆಂಡ್ಸ್ ಮಾಡಿಬಿಟ್ಟು ಅಂದರೆ ವಾದಿರಾಜ ಸ್ವಾಮಿಗಳು ಹೇಗಿರಬೇಕು? ಅನೇಕ ಮುಖದ ಸಿದ್ಧಿ ಅವರಿಗೆ. ಒಂದು ಸರ್ತೆ ಅಷ್ಟು ವಯಸ್ಸಾಗಿದೆ, ಜ್ವರ ಇಲ್ಲ, ಕೆಮ್ಮಿಲ್ಲ, ನೆಗಡಿ ಇಲ್ಲ, ಏನೂ ಇಲ್ಲ. ಆಗ ಜ್ವರದ ದೇವತೆ ಬಂದು ಕೇಳ್ಕೊಂಡು ಮಲೇರಿಯಾ ಜ್ವರ ಬಂದುಬಿಡ್ತಾರೆ. ಬಂದುಬಿಟ್ಟು, ಸ್ವಾಮಿ ನಿಮ್ಮಂಥವ್ರು ಸ್ವಲ್ಪ ಜಾಗ ಕೊಟ್ಟರೆ ನಮಗೆ ಮರ್ಯಾದೆ ಬರುತ್ತೆ, ಇಲ್ಲದವ್ರು ಮರ್ಯಾದೆನೇ ಸಿಗೋದಿಲ್ಲ, ನಾವು ಸ್ವಲ್ಪ ಗ್ರೇಟ್ ಅನ್ಸ್ಕೋಬೇಕಾದ್ರೆ ನಿಮ್ಮಂಥವ್ರು ಸ್ವಲ್ಪ ಪೀಡಿಸ್ಬೇಕು, ನಾನು ಸ್ವಲ್ಪ ಅನುಮತಿ ಕೊಡಿ ಅಂತ ಕೇಳಿದಂತ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಅನುಮತಿ ಕೊಡಬೇಕಾ, ಬಾ ಕುತ್ಕೋನು, ನನ್ನ ದೇಹದಲ್ಲಿ ಬಾ ಅಂತ ಕರೆದ್ರಂತೆ. ಅದು ಬಂದಾಗ ಗಡಗಡನ ಮಲೇರಿಯಾದ್ರೆ ಹುಚ್ಚಾಬಟ್ಟಿ ನಡುಗಿಸ್ಬಿಡ್ತಾದ್ರು. ಏನು ಚಳಿ ಇರೋದು, ನಡು ಬೇಸಿಗೆ ಒಳಗೆ ಬಟಬಟ ಮಧ್ಯಾಹ್ನದೊಳಗೆ 20 ರಗ್ ಹೋದ್ರೂ ಚಳಿ ಬಿಡೋದಿಲ್ಲ ಅಂದರೆ ಅದು ಮಲೇರಿಯಾ ಜ್ವರ, ಭಯಂಕರ ಚಳಿ ಅದು, ಗಡಗಡ ನಡೆಸ್ತಕ್ಕಂಥ ಚಳಿ. ವಾದಿರಾಜ ಸ್ವಾಮಿಗಳು ಅದಕ್ಕೆ ಅವಕಾಶ ಕೊಟ್ಟು ಸ್ವಲ್ಪ ದಿವಸ ಇಟ್ಕೊಂಡ್ರು. ಆದರೆ ಪೂಜಾ ಕಾಲಕ್ಕೆಲ್ಲ ಇರಬಾರ್ದು ಅಂಥೇಳಿ ದಂಡ, ಅದು ಆ ದಂಡದಲ್ಲಿ ಆ ಜ್ವರ ಶಿಫ್ಟ್ ಮಾಡಿಬಿಡ್ತಿದ್ರಂತೆ. ಆ ದಂಡ ಗಡ ನಡಕೋ ಕೊಡ್ತಿದ್ರು, ದಂಡ ನಡುತ್ತಿತ್ತಂತೆ ಇವ್ರು ಪೂಜೆ ಮಾಡ್ತಾ ಇದ್ರಂತೆ. ಆ ಥರ ಅದು ಯಾವ ಥರ ಶಕ್ತಿ ತೋರಿಸ್ತಾರೆ ಅಂತ ಕೇಳಿ, ಯೋಗಿಗಳಿಗೆ ಏನು ಮಾಡೋ ಸಾಮರ್ಥ್ಯ ಬೇಕಾದ್ರೆ ಇದು ಇದೆಲ್ಲ ಎಷ್ಟು ವೆರೈಟಿ ತೋರಿಸ್ತಾರೆ. ಪವಾಡಗಳಲ್ಲೂ ಕೂಡ ಒಂದೇ ಪದ್ಧತಿ ಪವಾಡ ಅಲ್ಲ, ಹೊಸ ಹೊಸ ರೀತಿ ಪವಾಡಗಳನ್ನು ತೋರಿಸಿಬಿಟ್ಟು ಜನಗಳಿಗೆ ಅಷ್ಟು ಆಶ್ಚರ್ಯ ಹುಟ್ಟಿಸ್ತಾರೆ. ಆ ನೈವೇದ್ಯಕ್ಕೆ ಕೂತುಬಿಟ್ರೆ ಸಾಕ್ಷಾತ್ ತೆರೆ ಹಾಕಿಬಿಡ್ತಾರೆ. ತೆರೆ ದೇವರು ಸಾಕ್ಷಾತ್ ಹೈಗ್ರೀವ ದೇವರು ಬಂದು ಅವರು ತಲೆ ಮೇಲೆ ಇಟ್ಕೊಂಡು ಕೂತ್ಬಿಡು ಹೈಗ್ರೀವನ, ಅವ್ರು ಬಂದು ಅದಷ್ಟು ಪೂರ್ತಿ ತಿಂದು ಹೋಗಿಬಿಡ್ತಾ ಇದ್ರು. ಇದು ವಾದಿರಾಜ ಸ್ವಾಮಿಗಳ ಮಹಿಮೆ. ದೇವರು ನೈವೇದ್ಯ ಮಾಡಿದಾಗ ಮಾಡೋರಿಗೆ ದೇವ್ರ ಕಡೆ ಮನಸ್ಸಿದ್ರೆ ಪುಣ್ಯ ಆಗಿರ್ತದೆ, ಮಗ ಇನ್ನು ಹೊತ್ತಾಯ್ತಾ ಬಡಿಸಿಲ್ಲ ಅದನ್ನೇ ಬೈತಾ ಕೂತಿರ್ತಾರೆ ಹೊರತು ದೇವ್ರ ಕಡೆ ಧ್ಯಾನ ಮಾಡೋದೇ ಕಡಿಮೆ. ಅಂಥದ್ದು ದೇವರ ಸಕ ಸ್ವತಃ ಬಂದು ದ್ವಾದಶ ಸ್ತೋತ್ರ ಹೇಳ್ತಿರಬೇಕು, ಹೈಕ್ರೆ ಸ್ವೀಕಾರ ಮಾಡ್ತಿರಬೇಕು. ಎಂಥ ಸಿದ್ಧ ಪುರುಷರೊಂಬುದಕ್ಕೆ ಸಾಕ್ಷಿಯಾಗತ್ತೆ ಇದೆಲ್ಲ ಮಾಡಿದ್ರು. ಒಂದು ಸಲ ಈ ಶತ್ರುಗಳಿದ್ರಲ್ಲ ಅವ್ರು ಉಪಾಯ ಮಾಡಿದ್ರು, ಇಲ್ಲ ತೆರೆ ಹಾಕಿದಾಗ ವಾದಿರಾಜ ಸ್ವಾಮಿಗಳೇ ತಿಂತಾರೆ ಸುದ್ದಿ ಹಬ್ಬಿಸ್ಬಿಟ್ರಿ, ಜನಕ್ಕೆ ತಾವು ತಿಂದು ಗೊತ್ತಲ್ಲ ಇವ್ರ ಮೇಲೆ ಹಾಕಿಬಿಟ್ರೆ, ಅದು ವಾದಿರಾಜ ಸ್ವಾಮಿಗಳೇ ತಿಂತಾರೆ ಅಂತ ಸುದ್ದಿ ಹಬ್ಬಿಸ್ಬಿಟ್ರು. ಅದಕ್ಕೆ ತಕ್ಕಂತೆ ವಿಷ ಹಾಕಿದ್ರಂತಂದ್ರೆ ಈ ರಾಕ್ಷಸ ಜನಗಳು ಅಂದ್ರೆ ಅವರೇನು ಹೈಗ್ರೀವ್ ವಿಷ ಹಾಕಿಬಿಡೋದು. ಅಡಿಗೆ ಅವನು ಹೇಳಿಬಿಟ್ರೆ ದುಡ್ಡು ಕೊಟ್ಟರೆ ಎಂಥ ಕೆಲಸ ಮಾಡೋರು ಸಿಗ್ತಾರೆ, ಪಾಪ ಅವನಿಗೇನೋ ಬುದ್ಧಿ ಕೆಟ್ಟೋಗಿತ್ತು, ವಿಷ ಹೈಗ್ರೀವದಲ್ಲಿ ವಿಷ ಹಾಕಿಬಿಟ್ಟ, ಯಥಾಪ್ರ ಇನ್ನೂ ಕೂತ್ಕೊಂಡ್ರೆ ಹೈಗ್ರೀವ್ ತಿಂದೇ ಬಿಟ್ರು ನಡೆಯಂತೆ. ಸ್ವಲ್ಪ ಕೊನೆಗೆ ಉಳಿಸ್ತಿದ್ರಂತೆ, ಪ್ರತಿನಿತ್ಯ ಸ್ವಲ್ಪ ಉಳಿಸ್ತಿದ್ರಂತೆ. ಅವ್ರು ಉಳಿಸ್ತಾ ಇಲ್ಲಂತೆ ಹೈಗ್ರೀವ್ ದೇವರು, ಏನು ಉಳಿಸ್ತಿಲ್ಲಂತೆ. ಇವರು ತಿನ್ನಬಾರ್ದು ದೇವರು ತಾನೇ ತಿಂದುಬಿಟ್ಟೆಲ್ಲ ಕೂಡ. ಆಮೇಲೆ ಹೈಗ್ರೀವ್ ದೇವರ ಕಂಠದ ಬಳಿ ಕಪ್ಪು ಕಲೆ ಬಂತಂತೆ, ಕಪ್ಪು ಇವತ್ತು ಮಠದಲ್ಲಿ ತೋರಿಸ್ತಾರೆ ಕಪ್ಪು ಕಲೆ, ಅದು ವಿಷ ಇತ್ತು ತೋರಿಸೋಕ್ಕೋಸ್ಕರ ಮಾಡಿದರು ಅಂತೆ. ವಾದಿರಾಜ ಸ್ವಾಮಿಗಳ ರಕ್ಷಣೆಯನ್ನು ಭಗವಂತ ಹೇಗೆ ಮಾಡ್ತಾನೆ, ಆದರೆ ಅವರಿಗೆ ರಕ್ಷಣೆ ಅನ್ನೋದು ದೇವರ ಅನುಗ್ರಹ ಯಾವಾಗಲೂ ಇರತಕ್ಕಂಥ ಮಹಾನುಭಾವರು, ಹೊಸದಾಗಿ ರಕ್ಷಣೆ ಮಾಡಬೇಕಾಗಿಲ್ಲ, ಜಗತ್ತಿ ತೋರಿಸಿಕೊಡ್ತಾರೆ ಅಷ್ಟೇ. ಇದು ಅವರ ಸಿದ್ಧಿ ಇನ್ನೊಂದು ಮುಖ. ಅದೇ ರೀತಿ ಅವರು ಸಂಚಾರ ಮಾಡ್ತಿದ್ದಾಗ ಎರಡು ಹೊಸ ವಿಚಿತ್ರವನ್ನು ತೋರಿಸ್ತಾರೆ ನಮಗೆಲ್ಲ. ಇವತ್ತು ಹೈಗ್ರೀವ ಅನ್ನೊಂದು ಹೊಸ ಭಕ್ಷ ಇದು, ವಾದಿರಾಜ ಸ್ವಾಮಿಗಳು ತಯಾರು ಮಾಡಿದ ಭಕ್ಷ ಅದು, ಅದೇ ಹೆಸರು ಹೈಗ್ರೀವ ಅಂತ ಹೆಸರಿಡಿಸ್ಬಿಟ್ಟು ಹೈಗ್ರೀವ. ನಮಗೆ ಹೈಗ್ರೀವ ದೇವರು ಗೊತ್ತಿರೋದು ಭಾರಿ ಕಡಿಮೆ ಜನಗಳಿಗೆ, ಹೈಗ್ರೀವ ಊಟದ ಹೈಗ್ರೀವ ಗೊತ್ತಿರೋದೇ ಜಾಸ್ತಿ. ಹೈಗ್ರೀವ ಅಂತ ಯಾತಕ್ಕೆ ಇಟ್ಟರು ಅಂತ ಕೇಳಿದರೆ ಜನ ಬಗ್ಗೆ ಭಾರಿ ಅನುಕಂಪ ಬಂತವರಿಗೆ. ಹೈಗ್ರೀವ ದೇವರು ಸ್ಮರಣೆ ಮಾಡಿದರೆ ಜ್ಞಾನ ವೃದ್ಧಿ ಆಗ್ತದೆ. ಅವರೇ ಸ್ತೋತ್ರ ಬರೀತಾರೆ, ಹೈಗ್ರೀವ ಸಂಪದಾ ಸ್ತೋತ್ರ ಅಂತ ಹೆಸರು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ್. ಯಾರು ಹಯಗ್ರೀವ 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 ಅಂತ ಮೂರು ಸತ್ತು ಅಂತಾರೋ ಅವ್ರ ಬಾಯಿಂದ ಗಂಗಾ ಪ್ರವಾಹ ಬಂದಾಗೆ ಮಾತು ಬರ್ತವೆ, ಅವರದೇ ಮಾತಿತ್ತು. ಅದೇ ರೀತಿ ಹಯಗ್ರೀವ ಹಯಗ್ರೀವ ಮೂರು ಸತ್ತು ತಂದು ಬಿಟ್ರೆ ಅದು ವೈಕುಂಠ ಕವಾಟೋದ್ಘಾಟನ ಧ್ವನಿ, ವೈಕುಂಠದ ಬಾಗಿಲು ತೆಗೆಯುತ್ತೆ ಅಂತ ಹೇಳ್ತಾರೆ. ಮತ್ತು ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತ, ಪಾಪಗಳು ಓಡೋಗ್ಬಿಡ್ತಾವಂತೆ. ಮೂರು ಹೈಗ್ರೀವ ಹೈಗ್ರೀವ ಮೂರು ಸರ್ತಿ ಹೈಗ್ರೀವ ಒಂದೊಂದು ಸರ್ತಿ. ಈ ಜನ ಹೈಗ್ರೀವ ಅಂಬೋದೇನಂತ ಗೊತ್ತು, ಇವ್ರು ಜನ ಏನು ಮಾಡಿದ್ರು ಊಟಕ್ಕೆ ಕನೆಕ್ಟ್ ಮಾಡ್ಕೋತಾರೆ. ಅದು ತಿಂಡಿಗೆ ಹೈಗ್ರೀವ ಅಂತ ಹೆದರಿಟ್ಬಿಟ್ರೆ ಸ್ವೀಟಿಗೆ ಹೈಗ್ರೀವ ಹಾಕ್ರಿ ಹೈಗ್ರೀವ ಹಾಕ್ರಿ ಹೈಗ್ರೀವ ಹೋಗ್ಬೇಕಂತ ಅಂತಲೇ ಇರ್ತಾರೆ. ಒಂದಲ್ಲದ ಜ್ಞಾನ ಬರಲಿ ಇವರಿಗೆ ಅಂತ ಹಾಗೆ ಮಾಡಿದಾರಂತ. ಎಷ್ಟು ಉಪಾಯ ಮಾಡಿದರು ಅಂದರೆ ಸೇರಿಸ್ಬಿಟ್ರು, ನಮ್ಮ ನಿತ್ಯ ಜೀವನಕ್ಕೆ ಸೂಟ್ ಆಗಿಬಿಡ್ಬೇಕು. ಹೈಗ್ರೀವ ಮಾಡಿದ್ರು ಹೈಗ್ರೀವ ಹಾಕಿದ್ರು ಹೈಗ್ರೀವ ಹಾಕಲಿಲ್ಲ ಅಂತಲೂ ಬೈಕೊಳ್ಳಿ, ಉಪ ಹೈಗ್ರೀವ ಅಂತ ಬಂತಲ್ಲ, ಹೈಗ್ರೀವ ಹಾಕಲಿಲ್ಲ ಹೈಗ್ರೀವ ಎರಡನೇ ಸರ್ತಿ ಹಾಕಲಿಲ್ಲ ಅನ್ಕೋತೇನೆ, ಬಂತು ಮೊನ್ನೆ ಬಂತಲ್ಲ. ಇದೆಲ್ಲ ಪ್ರಾಕ್ಟಿಕಲ್ ಥಿಂಕಿಂಗ್ ಇದೆ ನಮ್ಮಲ್ಲಿ, ಇವೆಲ್ಲ ಮಿಸ್ಸಿಂಗ್. ಇವತ್ತಿನ ದಿವಸ ಹಿಂದೆ ಆ ರೀತಿ ಮಾಡಿದ್ದು ಸಮಾಜ ಉಳಿದು ಬಂತು. ಇವತ್ತಿನವರೆಗೆ ಸಮಾಜ ಬಂದಿದೆ ಅಂದರೆ ಅಂತ ಮಹಾನುಭಾವರ ಎಷ್ಟು ವೆರೈಟಿ ಅವರು ಯೋಜನೆಗಳನ್ನು ಹಾಕ್ತಾರೆ. ಇದರಿಂದ ಎಷ್ಟು ನೆನೆಸಿದರೂ ಸಾಲದು. ಒಂದು ಹೆಸರಿನ ನಮಗೆಲ್ಲ ಒಂದು ಮುಸಲ್ಮಾನ ಜಹಾಂಗೀರ್ ನೆನಪಾಗುತ್ತೆ ನಮಗೆ. ಮುಸಲ್ಮ ತಿನ್ನಬೇಕಾದ್ರೆ ಜಹಾಂಗೀರ್ ತಿನ್ನಬೇಕು, ಬಾದಶಾಹ ತಿನ್ನಬೇಕು, ಜಹಾಂಗೀರ್ ಬಾದಶಾಹ ಎರಡು ಪ್ರತಿ ಹೈಗ್ರೀವ ಮಾಡಿದರು ವಾದಿರಾಜ ಸ್ವಾಮಿಗಳು. ಊಟಕ್ಕೆ ಕೂತಾಗಲಾರು ನೀವು ದೇವರ ಹೆಸರು ಮಾಡಿರಿ, ಹೈಗ್ರೀವ ಜಹಾಂಗೀರ್ ಬಾದಶಾಹ ತೊಗೊಂಡು ಏನು ಮಾಡ್ತೀರಿ ಅಂತ ಹೇಳಿ ಅದನ್ನು ಮಾಡಿದ ಹೆಸರು ವಾದಿರಾಜ ಸ್ವಾಮಿಗಳ ಕೀರ್ತಿ. ಅದು ಪ್ರಾಕ್ಟಿಕಲ್ ಥಿಂಕಿಂಗ್, ಮಕ್ಕಳ ಕೈಲಿ ಅನಿಸ್ಬೇಕಾದ್ರೆ ಬೇರೆ ಒಂದು ಅರ್ಥ ಆಗಲ್ಲ ಅವರಿಗೆ. ಈ ಸ್ವೀಟ್ ಚಾಕ್ಲೇಟ್ಗಳಿಗೆ ಹೆಸರಿಡಬೇಕು. ಏನೇನೋ ಆಕ್ಟರ್ ಹೆಸರಿಡ್ತಾರೆ, ಸಿನಿಮಾ ಪ್ಲೇಯರ್ ಹೆಸರಿಡ್ತಾರೆ, ದೇವರ ಹೆಸರಿಟ್ಟುಬಿಟ್ಟು ಒಂದು ಹೊಸ ಭಕ್ಷ್ಯ ಮಾಡಿದಾರಲ್ಲ, ಅದು ಎಷ್ಟು ದೂರಾಲೋಚನೆ ಬಂದನ್ನು ಕಾಣುತ್ತೇವೆ. ದುರಾಲೋಚನೆ ಎಲ್ಲಿಗೂ ಇರ್ತದೆ, ದೂರಾಲೋಚನೆ ಇರೋದು ಭಾರಿ ಕಷ್ಟ. ದುರ ಬೇರೆ ದೂರ ಬೇರೆ ನೆನಪಿರಬೇಕು. ದುರಾಲೋಚನೆ ಅಂದರೆ ಕೆಟ್ಟದ್ದು, ದೂರಾಲೋಚನೆ ಮುಂದಿಂದ ಆಂಟಿಸಿಪೇಟ್ ಮಾಡೋದು. ಅದನ್ನು ರಾಜರಾಜ ಸ್ವಾಮಿಗಳು ಮಾಡಿದ್ರು. ಅದೇ ರೀತಿ ಬರೀ ಇದಾಗಿಬಿಟ್ರೆ ಸಾಲದಲ್ಲ, ಬರೀ ಸ್ವೀಟ್ ಕೊಟ್ಬಿಟ್ಟಿದ್ದಾರೆ ಸಾಕಾಗೋದಿಲ್ಲ, ಅದು ಗುಳ್ಳ ಅಂತ ಇನ್ನೊಂದು ಮಾಡಿದರು. ಮತ್ತೆ ಹೊಸ ಒಂದು ಇದನ್ನು ಬಾಟನೆ ಇದ್ರೂ ಸ್ಟಡಿ ಮಾಡಬೇಕಾದ್ರೆ ಹೊಸ ಟೈಪ್ ಒಂದಿನ ಸೃಷ್ಟಿ ಮಾಡಿದರು ಜನಗಳಿಗೆ. ನೋಡೋದಕ್ಕೆ ಅದು ಬದನೆಕಾಯಿ ಕಾಣುತ್ತೆ, ಬದನೆಕಾಯಿ ಅಲ್ಲ ಅದು, ಶ್ವೇತ ವೃಂತಾಕ ಅಂತ ಕರೀತಾರೆ. ನಿಷಿದ್ಧ ಅಲ್ಲ, ಭಾರಿ ಪ್ರಿಯ ದೇವರಿಗೆ. ಅದನ್ನು ಬೆಳೆಸಿದ ಅಲ್ಲಿ ಬೇರೆ ಎಲ್ಲೂ ಬೆಳೆ, ಅಲ್ಲಿ ಮಾತ್ರ ಬೆಳೆಯೋದು. ಅಲ್ಲಿ ಬೆಳೆದ್ರೆ ಮಾತ್ರ ಮಡಿ ಬರೋದು ಕೂಡ ನಾವು, ಮ್ಯಾಜಿಕ್ ಅದು. ಅಲ್ಲಿ ಮಾತ್ರ ಬೆಳೆದು ತೋರಿಸ್ತಾರೆ ವಾದಿರಾಜ ಸ್ವಾಮಿಗಳು. ಅದು ಇನ್ನೊಂದು ಮುಖದ ಸಿದ್ಧಿ ಅದು. ಅಂದರೆ ಅವ್ರು ಎತ್ತರೆ ಕೂತ್ರೆ ನಿಂತರೆ ಮಹಿಮೆ, ಜನಕ್ಕೆ ಸಹಿಸಲಿಲ್ಲ. ಏನಾದರೂ ಮಾಡಿ ಇವರು ಅನ್ಪಾಪ್ಯುಲರ್ ಮಾಡಬೇಕು, ಇವರೊಂದು ಕೇಸ್ ಹಾಕಿಸ್ಬೇಕು, ತೀರ್ಮಾನ ಮಾಡಿಬಿಟ್ಟು. ಎಲ್ಲ ಕಾಲಕ್ಕೂ ದೈತ್ಯರಿದ್ದೇ ಇರ್ತಾರೆ, ದ್ವೇಷ ಮಾಡೇ ಮಾಡ್ತಾರೆ ಯೋಗ್ಯರದು. ವಾದಿರಾಜ ಸ್ವಾಮಿಗಳು ಮರ್ಡರ್ ಕೇಸ್ ಹಾಕಬೇಕು ತೀರ್ಮಾನ ಮಾಡಿದರು. ಮರ್ಡರ್ ಕೇಸ್ ಒಂದು, ಒಬ್ಬ ಹುಡುಗನ ಹಿಡ್ಕೊಂಡ್ರು ಮಠದಲ್ಲೇ ಓಡಾಡೋ ಹುಡುಗ, ಅವನ್ನು ಬಚ್ಚಿಟ್ಬಿಟ್ರು ಒಂದು ಕಡೆ, ಬಚ್ಚಿಟ್ಬಿಟ್ಟು ಹುಡುಗ ನಾಪತ್ತೆ ಆದ. ವಾದಿರಾಜ ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಸುದ್ದಿ ಹಬ್ಬಿಸಿದರು. ಕೊನೆಗೆ ಮರ್ಡರ್ ಮಾಡಿಸಿದ್ದಾರೆ ಸುದ್ದಿ ಹಬ್ಬಿಸ್ಬಿಟ್ರು. ವಾದಿರಾಜ ಅವಳು ಕೊಂದುಬಿಟ್ಟಿದ್ದಾರೆ. ಈ ಬೇರೆ ಏನು ಮಾತು ಬರಲಿಲ್ಲ, ಇದರಲ್ಲಿ ಹಿಡಿದಾಕ್ಬಿಟ್ಟು ಟ್ರೈ ಮಾಡಿದ್ರು. ಅವ್ರು ಮಾಡಿದ ಕೆಲಸ ಏನು ಅಂದರೆ, ಆ ಮಗುನ ಒಯ್ದುಬಿಟ್ಟು ಚಿಕ್ಕ ಹುಡುಗ ಒಟ್ಟು ಅವನು ಈ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದ ಹಿಂದೆ ಬಚ್ಚಿಟ್ಬಿಟ್ಟಿರುತ್ತವ. ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದ ಹಿನ್ನೆಲೆ ಬಚ್ಚಿಟ್ಬಿಟ್ಟಿದ್ದಾರೆ, ಯಾರಿಗೂ ಕಾಣಿಸ್ತಾ ಇಲ್ಲ, ಅಪಖ್ಯಾತಿ ಇವರಿಗೆ ಬರಬೇಕು. ದೊಡ್ಡ ಸಭೆ ನಡೆದಿದೆ, ವಾದಿರಾಜ ಸ್ವಾಮಿಗಳ ಮೇಲೆ ಇಂಥ ಆರೋಪ ಹೊರಿಸಿಬಿಟ್ಟಿದ್ದಾರೆ. ಯಾರಿಗೂ ಒಪ್ಲಕ್ಕಂತೂ ಸಾಧ್ಯ ಇಲ್ಲ, ಬಟ್ ನೋಡೋದಕ್ಕೆ ಆರೋಪ ಹೊರಿಸಿ ಏನೋ ಉತ್ತರ ಕೊಡಬೇಕಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ವಾದಿರಾಜ ಸ್ವಾಮಿ ಕೇಳಿದರಂತೆ ಎಲ್ಲ ಜನ, ಸ್ವಾಮಿ ಏನಿದೆ ಈಗ, ಏನು ಉತ್ತರ ಕೊಡಬೇಕು ಅಂದರೆ, ಮೂಕಾಂಬಿತಾ ಕೃಪಾಲೋಕ ಆಕಾಂಕ್ಷಿತ ಫಲಪ್ರದ ಮೂಕಾನ ಕೃತ ಮೇ ಶತ್ರುನ್ ಅಂತ ಒಂದು ಶ್ಲೋಕ ಬರೀತಾರೆ. ಬರೆದ್ಬಿಟ್ಟು ಇದಕ್ಕೆ ನಾನೇನು ಹೆಚ್ಚಿಡೋದಿಲ್ಲ, ಅಂತ ಕೆಲಸ ನಮ್ದು ಆಗಿಲ್ಲ, ಆಗೋದೂ ಇಲ್ಲ. ಇದು ಮೂಕಾಂಬಿಕಾದೇವಿ ಸಾಕ್ಷಿ ಅಂದ್ರಂತೆ. ಮೂಕಾಂಬಿಕಾದೇವಿ ಅಲ್ಲಿದ್ದಾರೆ, ಅಲ್ಲೇ ಹುಡುಗ ಇದ್ದಾನೆ. ಮೂಕಾಂಬಿಕ ಸಾಕ್ಷಿ ಅಂದ ತಕ್ಷಣ ಏನು ಮಾಡಿದ್ರಂತವರು, ಮೂಕಾಂಬಿಕ ಒಂದು ಕೋಲ್ ತೊಗೊಂಡಿದ್ದಾರೆ, ಅವಡನ್ನು ಹೊಡಿತಿದ್ದಾರೆ. ದಯವಿಟ್ಟು ಖಾಲಿ ಮಾಡಿ ಜಾಗ, ಬೇಗ ಹೋಗಿ ಇಲ್ಲಿಂದ, ಎಲ್ಲಿ ಉಡುಪಿಗೆ ಹೋಗಿ ವಾದಿರಾಜ ನಿಂತ್ಕೋಬೇಕು, ಹೋಗಿ ನೀನೀಗ. ಹೊಡಕೊತ ಕರ್ಕೊಂಬಂದ್ರಂತೆ, ಇವ್ರು ಜೋರ ಕೂಗ್ತಾ ಇದ್ದಾರೆ. ಆ ಕೂಸೆ ಹುಡುಗ ಬಂದುಬಿಟ್ಟಿದ್ದಾನೆ ಅಲ್ಲಿ, ಇನ್ನೇ ಮರ್ಡರ್ ಕೇಸ್ ಆಗ್ತಾರೆ, ಕತೆ ಮುಗಿದೋಯ್ತಾನೆ. ಅಂದರೆ ಮೂಕಾಂಬಿಕಾ ದೇವಿ ಅನುಗ್ರಹ ಮಾಡಿದ್ದಾಳೆ. ಮೂಕಾನಕ ಮೂಕಾನ ಕೃತಮೇ ಶತ್ರುನ್ ಅಂತ ತೀರ್ಥವರು ಸ್ತೋಕವನ್ನು ಬರೀತಾರೆ. ಶತ್ರುಗಳನ್ನು ಮೂಕರನ್ನಾಗಿ ಮಾಡಿದ್ರು ಮೂಕಾಂಬಿಕಾದೇವಿ ಅಂತ ಹೇಳ್ತಾ ವಾದಿರಾಜ ಸ್ವಾಮಿಗಳಿಗೆ ದೈವಿಕವಾದ ರಕ್ಷಣೆಯನ್ನು ತೋರಿಸಿಕೊಡ್ತಾರೆ. ಇಂಥ ಮಹಾನುಭಾವರ ಕಥೆ ಕೇಳಿದರೆ ನಮ್ಮ ಮನಸ್ಸು ಬೇರೆ ಕಡೆ ಹೋಗೋ ಪ್ರಸಂಗನೇ ಬರೋದಿಲ್ಲ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅನ್ನೋ ವಿಚಿತ್ರವಾದಂಥ ಸಿದ್ಧಾಂತ ಮನಸ್ಸಿಗೆ ಬರ್ತಾರೆ. ಅವರು ಕನಸಿನಲ್ಲಿ ಒಂದು ದೇವರು ಉಪದೇಶ ಮಾಡಿದ್ದಾನೆ, ಸ್ವಪ್ನ ಪದ ಅಂತ ಅದಕ್ಕೆ ಹೆಸರು. ಕನಸಿನಲ್ಲಿ ಹರಿಸರ್ವೋತ್ತ ಮತ್ತೊಂದು ಪ್ರತಿಪಾದನೆ, ಕನಸಿನಲ್ಲೇ ಬರೆದಂಥ ಕೃತಿ ಅದು. ಅವರು ಯುಕ್ತಿ ಅಮೆರಿಕ ಬರೆದಿದ್ದು ಹಾಗೇನೆ. ಇದು ಮಾತ್ರ ಮಲಗಿದಾಗ ಒಂದು ಸ್ವಪ್ನದಲ್ಲಿ ಒಂದು ಶ್ಲೋಕ ಜ್ಞಾಪ ಬಂತಂಥದ್ದು. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಮತ್ಯಲ್ಪ ವೃತ್ತೇಷ್ವಪಿ ಕುಜನ ಕೃತೌದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖ ಹರೆಯೇ ಅಮುತ್ರ ಪಾತ್ರೇ ನಮಃ ತಸ್ಮೈ ಕಸ್ಮೈತಿ ತಸ್ಮನ್ ಮನಸ್ಸಿ ಋತಕಥಾ ವಿಸ್ಮೃತೌ ಸ್ಮಾರಕಾಯ. ಯುಕ್ತಿಮಲ್ಲಿಕಾ ಗ್ರಂಥ ಬರೀತಾರೆ. 5320 ಶ್ಲೋಕ ನೆನಪಿರಬೇಕು. 5 ಸೌರಭಗಳು, 5320 ಶ್ಲೋಕ. ಇಡೀ ಒಂದು ದೊಡ್ಡ ವಂಡರ್ ಅದು. ಒಂದು ಇಡೀ ಅಂತ ನಮ್ಮ ಗ್ರಂಥ, ಅಷ್ಟು ದೊಡ್ಡ ಗ್ರಂಥ ಶ್ಲೋಕದ ಗ್ರಂಥಗಳು ಎರಡು. ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ 5000 ಶ್ಲೋಕದ ಮೇಲಿದೆ. ಇನ್ನೊಂದಂಥ ಗ್ರಂಥ ಯುಕ್ತಿಮಲ್ಲಿಕ 5000 ಶ್ಲೋಕದ ಮೇಲಿದೆ. ಆ ದೊಡ್ಡ ಗ್ರಂಥವನ್ನು ಬರೀತಾರೆ. ಅವ್ರ ಗ್ರಂಥಗಳ ಶೈಲಿ ಉಪನ್ಯಾಸದ ಟೈಪ್ ಅದು. ಉಪನ್ಯಾಸ ಟೈಪ್, ಇಡೀ ಬ್ರಹ್ಮಸೂತ್ರಗಳ ಭಾಷ್ಯದ ವಿಮರ್ಶೆ. ಇದು ಎಲ್ಲ ಮತಗಳ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಅಲ್ಲಿ ಹೇಳ್ತಾರೆ, ನಮ್ಮ ಸಿದ್ಧಾಂತ ದೊಡ್ಡದು ಅಂತ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಪೂರ್ವ 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 ಪಕ್ಷ ಯಾವನ್ ಮಧ್ವಮತೋದಯ ಅಂತೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ. ಅವ್ರ ಮಾತಿ ಸಿದ್ಧಾಂತ ಅಂದರೆ ಮಧ್ವ ಸಿದ್ಧಾಂತ ಒಂದೇ ಸಿದ್ಧಾಂತ. ಯಾತಕ್ಕೆ ಎಲ್ಲ ಪ್ರಮಾಣಗಳು ಸರಿಯಾಗಿ ಯೋಚನೆ ಮಾಡಿದ ಮೇಲೆ ಸರಿಯಾಗಿ ಮನಸ್ಸಿಗೆ ಉಳಿಯೋ ಸಿದ್ಧಾಂತ ಮಧ್ವ ಸಿದ್ಧಾಂತ ಒಂದೇ ಅಂತ ಪ್ರತಿಜ್ಞೆ ಮಾಡಿ ಹೇಳ್ತಾರೆ. ನ ಸ್ನೇಹಾತ್ ನ ಚ ವಿಸ್ನೇಹಾತ್ ಯುಕ್ತ್ಯಾ ಕೃಷ್ಣೇನ ಕೇವಲಂ ಯಥಃ ಕೃತಾಸಿ ತತ್ತರ್ಕ ರಸಿಕಾನಾಂ ಮುದೇ ಭವ. ನಾನು ಮಧ್ವ ಸಿದ್ಧಾಂತದ ಬಗ್ಗೆ ನನ್ನ ಮತ ಅಂತ ಅಭಿಮಾನದಿಂದ ಹೇಳ್ತಾ ಇಲ್ಲ, ಬೇರೆ ಮತಗಳನ್ನು ಕೆಟ್ಟವು ಅಂಥೇಳಿ ದ್ವೇಷದಿಂದ ಹೇಳ್ತಾ ಇಲ್ಲ, ವಿಮರ್ಶೆ ಮಾಡಿ ಹೇಳ್ತಿದ್ದೇನೆ ಅಂತ ಹೇಳ್ತಾರೆ. ಯಥಃ ಕೃತಾಸಿ ತತ್ತರ್ಕ ರಸಿಕಾನಾಂ ಮುದೇ ಭವ. ವಿಮರ್ಶೆ ಮಾಡ್ತಾ ಇದ್ದೇನೆ ನೋಡಿ. ನಮ್ಮ ಮತದಲ್ಲಿ ಬರೀ ಗುಣಗಳು ಗುಣಗಳು ಗುಣಗಳು, ಬೇರೆ ಮತ್ತಲ್ಲಿ ದೋಷಗಳು 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 ವಿಮರ್ಶೆ ಮಾಡ್ತಾ ಹೇಳ್ತಾ ಹೋಗ್ತಾರೆ. ಹಿಸ್ಟ್ರಿ ಆಫ್ ಸಾಂಸ್ಕ್ರಿಟ್ ಲಿಟ್ರೇ ಫಿಲಾಸಫಿ ಅದು, ಹಿಸ್ಟ್ರಿ ಆಫ್ ಫಿಲಾಸಫಿ ಎಂಬುದು ಹೇಳ್ತಾ ಬಂದು ಚಾರ್ವಾಕ ಮತ ಏನು ಹೇಳುತ್ತೆ, ಜೈನರು ಬೌದ್ಧರು ಸಾಂಖ್ಯರು ವೈಶೇಷಿಕರು ಮೀಮಾಂಸಕರು ಗುರುಮೀಮಾಂಸಕರು ಉತ್ತರ ಮೀಮಾಂಸಕರು ಎಲ್ಲ ವಿಮರ್ಶೆ ಮಾಡ್ತಾ ಮಾಡ್ತಾ ಬಂದು ಇದು ಜಗತ್ತು ಸತ್ಯ, ಪರಮಾತ್ಮ ಅನಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ದೋಷ ದೂರ ಎಲ್ಲ ಪ್ರಮೇಯಗಳನ್ನು ಹೇಳ್ತಾ ಹೋಗ್ತಾರೆ. ಇದು ಅದ್ಭುತವಾದ ಒಂದು ಕೃತಿ ಯುಕ್ತಿಮಲ್ಲಿಕ. ಅದು ಯುಕ್ತಿಮಲ್ಲಿಕಾಚಾರ್ಯರುತ್ತೇನೆ ಅವರಿಗೆ ಹೆಸರು. ಚಂದ್ರಿಕಾಚಾರ್ಯರು ಅಂತ ಹೇಗೆ ಇವರನ್ನು ಕರೀತಾರೋ, ನ್ಯಾಯಸುಧಾಚಾರ್ಯ ಅಂತ ಹೇಗೆ ಅವರನ್ನು ಕರೀತಾರೋ, ಪರಿಮಳಾಚಾರ್ಯ ಅಂತ ಕರೀತಾರೆ, ಇವರು ಯುಕ್ತಿಮಲ್ಲಿಕಾಚಾರ್ಯರು ಅಂತ ಕರೀತಾರೆ. ಇದು ಅವರ ವೈಭವ. ಮತ್ತೊಂದು ಕಡೆಗೆ ಸರಸಭಾರತಿ ವಿಲಾಸ ಇನ್ನೊಂದು ಗ್ರಂಥ, ಬರೀ ವಾಯುದೇವರ ಜೀವೋತ್ತಮತ್ವವನ್ನು ಅಷ್ಟು ಜನ ಹೇಳ್ತಾ ಅವರೇ ಹೇಳ್ತಾರೆ. ರುಕ್ಮಿಣೀ ಶಿವಜೀವನ ಬರೆದು ಹರಿಸರ್ವೋತ್ತಮತ್ವ ಹೇಳಿದ್ವಿ, ಈಗ ಸರಸಭಾರತಿ ವಿಲಾಸ ಬರೆದು ಭಾರತೀಯ ಶಿವಜಯ ಬರೀತೀವಿ ಅಂತ ಹೇಳ್ತಾರೆ. ಅದು ರುಕ್ಮಿಣೀ ಶಿವಿಜ ಭಾರತೀಯ ಶಿವಜಯ ಹನ್ನೆರಡು ವಿಲಾಸ ಉಲ್ಲಾಸಗಳಲ್ಲಿ ವಿಲಾಸಗಳಲ್ಲಿ ಹರಿಯ ವಾಯುದೇವರ ಮಹಿಮೆ ಹೇಳ್ತಾರೆ. ಅದು ಸರಿಯಾಗಿ ಓದಿಬಿಟ್ರೆ ವಾಯುಜೀವೋತ್ತಮತ್ವವನ್ನು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಪುರಾಣಗಳಲ್ಲಿ ಹೇಗೆ ಹೇಳಿದ್ದಾರೆ ಅಂತ ಮನಸ್ಸಿಗೆ ತಂದುಕೊಡ್ತಾರೆ. ಅದು ಕೃತಿಯ ಶ್ರುತಿತತ್ವ ಪ್ರಕಾಶಿಕ ಅಂತ ಒಂದು ಶ್ರುತಿಗಳು ವಿಮರ್ಶೆ ಮಾಡ್ತಾರೆ. ದೇಹ ನಾನ ಅಸ್ಥಿ ಕಿಂಚನ ಅಹಂ ಬ್ರಹ್ಮ ಅಸ್ಥಿತಿ ಅರ್ಥವನ್ನು ಹೇಳ್ತಾ ಮಧ್ವಾಚಾರ್ಯ ಹೇಳಿದರೆ ಅರ್ಥನೇ ಅರ್ಥ, ಉಳಿದವರು ತಪ್ಪು ಅಂದ್ರೆ ಸ್ಮೃತಿ ಮಾಡ್ತಾ ಕೊನೆಗೆ ಪ್ರತಿಜ್ಞೆ ಮಾಡ್ತಾರೆ. ಅಥೋ ಮೀಮಾಂಸಕಾಚಾರ್ಯ ಮಧ್ವಾಚಾರ್ಯಶ್ಚ ಸನ್ನಿಧೌ ಕೋವಾವಾದಿ ಪ್ರತಿಪದೇತ್ ಯದ್ವಾಗೀಶೋ ಹಿ ಅಸೌ ಗುರುಹು. ನಮ್ಮ ಗುರುಗಳು ಮಧ್ವಾಚಾರ್ಯರು, ಇವ್ರ ಮುಂದೆ ಯಾರು ಬಾಯಿ ತೆಗಲಿಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಯಾತಕ್ಕೆ ನಮ್ಮ ಗುರುಗಳು ಯಾರು ಗೊತ್ತಾ, ಭಾರತೀ ಪತಿ, ಉಳಿದವರು ಮಾತಾಡುವಾಗ ಭಾರತೀಯ ಅನುಗ್ರಹ ಬೇಕು, ಅವರ ಪತಿ ಇವರು ಬಾಯಿ ಬಿಡ್ತೀರಾ ಅಂತ ಕೇಳ್ತಾರೆ, ಅಷ್ಟು ಚಾಲೆಂಜ್ ಮಾಡ್ತಾರೆ. ಅಥೋ ಮೀಮಾಂಸಕಾಚಾರ್ಯ ಮಧ್ವಾಚಾರ್ಯಶ್ಚ ಸನ್ನಿಧೌ ಕೋವಾವಾದಿ ಪ್ರತಿಪದೇತ್ ಯದ್ವಾಗೀಶೋ ಹಿ ಅಸೌ ಗುರುಹು. ಇಂಥ ಮಾತುಗಳಿಂದ ಮಧ್ವ ಸಿದ್ಧಾಂತದ ಹಿರಿಮೆಯನ್ನು ಭಾರಿ ಹೇಳ್ತಾರೆ. ಪರೇಚ ತತ್ವವಾದೇಸ್ಮಿನ್ ಗರೀಯಸಿ ಭರೋ ಮಮ. ಮಧ್ವ ಸಿದ್ಧಾಂತ ಕಂಡ್ರೆ ಭಾರಿ ಭಾರಿ ಆಧಾರ, ತುಂಬ ಉತ್ಸಾಹ ಅಂಥೇಳಿ ಅಷ್ಟು ಹೆಮ್ಮೆಯಿಂದ ಹೇಳ್ಕೊತಾರೆ. ಇದು ಅವರ ಗ್ರಂಥಗಳ ರಚನೆಗಳ ಮುಖ. ಅವರ ತಾಯಿ ಒಂದು ಹರಿಸ್ಕೊಂಡಿದ್ದರಂತೆ, ಏನಂತ, ನನಗೆ ಒಳ್ಳೆ ಮಗ ಹುಟ್ಟಿದರೆ, ಜ್ಞಾನಿಯಾದ ಮಗ ಹುಟ್ಟಿದರೆ ವೇದವ್ಯಾಸ ದೇವರೇ ನಿಮಗೆ ಲಕ್ಷ ಅಲಂಕಾರ ಮಾಡಿಸಿ ಹಾಕ್ತೀರಿ ಅಂದುಕೊಂಡಿದ್ದರು. ಲಕ್ಷ ಅಲಂಕಾರಗಳನ್ನು ಅವರು ಶ್ರೀಮಂತರಲ್ಲ ನಿಜವಾಗಲೂ, ಏನೋ ಉತ್ಸಾಹ ಬಂತು ಹಾಕಿಬಿಟ್ರು. ಒಂದು ಮಗು ಹುಟ್ಟಿತು, ಲಕ್ಷ ಇಲ್ಲಿಂದ ಲಕ್ಷ ಅಲಂಕಾರ ಮಾಡಿಸ್ಬೇಕು, ಅವರು ಸಾಧ್ಯನೇ ಇಲ್ಲ. ಕೊನೆಗೆ ಅವರು ಪ್ರಯಾಗದಲ್ಲಿ ಕೂತಿದ್ದಾರೆ ವಾದಿರಾಜ ಸ್ವಾಮಿಗಳು. ಅಲ್ಲಿಗೆ ಒಬ್ಬರು ವೇದವ್ಯಾಸ ದೇವರು ಬ್ರಾಹ್ಮಣ ರೂಪದಲ್ಲಿ ಬಂದರಂತೆ. ವಾದಿರಾಜರೇ, ನಿಮ್ಮ ತಾಯಿ ಹರಿಸ್ಕೊಂಡಿದ್ದಾರೆ, ತೀರಿಸೇ ಇಲ್ಲ ಇನ್ನೂ ಅಂದ್ರಂತೆ. ಲಕ್ಷಾಲಂಕಾರ ಮಾಡ್ತೀನಿ ಅಂತ ಹೇಳಿ ಲಕ್ಷಾಲಂಕಾರ ಮಾಡಿಸೇ ಇಲ್ಲ ಇನ್ನೂ ಕೂಡ, ಮಾಡಿಸಿ ಅಂದ್ರಂತೆ. ತಕ್ಷಣ ಹೇಗೆ ಮಾಡಿಸಲಿ ಅಂದ್ರಂತೆ ಇವರು ಹೇಳ್ತಾರೆ, ಭಾರತಶ್ಚ ಲಕ್ಷಾಲಂಕಾರಂ ಕುರು. ಮಹಾಭಾರತ ಲಕ್ಷ ಶ್ಲೋಕಗಳಂತ, ಅದಕ್ಕೆ ಅರ್ಥ ಬರೀ ಲಕ್ಷಾಲಂಕಾರ ಆಯಿತು ಅಂದ್ಬಿಟ್ರಂತೆ. ತಕ್ಷಣ ಬರೆದರಂತೆ ಅದು ಮಹಾಭಾರತ ಲಕ್ಷಾಲಂಕಾರ, ಪ್ರಸಿದ್ಧವಾದ ಕೃತಿ ಅದು. ಸುಮಾರು ಮಹಾಭಾರತದ 11,000 ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡ್ತಾರೆ. ಅದರಲ್ಲಿ ಲಕ್ಷ ಶ್ಲೋಕದ ಗ್ರಂಥಕ್ಕೆ ಅದು 11,000 ಶ್ಲೋಕ ಆರಿಸ್ಕೊಂಡ್ಬಿಟ್ಟು ವ್ಯಾಖ್ಯಾನ ಬರೆದಿದ್ದಾರೆ. ಮಹಾಭಾರತ ಲಕ್ಷಾಲಂಕಾರ, ಮಹಾಭಾರತ ತಾತ್ಪರ್ಯಕ್ಕೆ ಅರ್ಥ ಬರೀತಾರೆ, ಭಾವಪ್ರಕಾಶಿಕ ಅಂತ ಹೆಸರದು. ಎಷ್ಟು ವೆರೈಟಿ ಬರೀತಾರೆ. ಇವರು ಸ್ತೋತ್ರಗಳದಂತೂ ಅವರದೇ ಫೈನಲ್. ಇವರು ಗ್ರಂಥ ಬರೆದಿದ್ದು ಅಷ್ಟೇ ದೊಡ್ಡದಲ್ಲ, ಅವರ ತಾಯಿಗೆ ಅವತ್ತು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ದರ್ಶನ, ವೇದವ್ಯಾಸದೇವರ ದರ್ಶನ, ಬೈ ತುಂಬ ಲಕ್ಷಾಲಂಕಾರ ಅದನ್ನು ಮುಟ್ಟಿತು ಅಂತ ತೋರಿಸ್ತಾ ರಿಸೀಟ್ ಕೊಟ್ಟಾಗಾಯ್ತಾರೆ, ಕೊಟ್ಟು ರಸೀದಿ ತಲುಪಿಸ್ಬಿಟ್ರಂತಾರೆ, ಲಕ್ಷಾಲಂಕಾರ ಬಂದಿದೆ ನನಗೆ ಅಂತ ಹೇಳಿಬಿಟ್ರಂತೆ. ಅವರ ಸಿದ್ಧಿ ಬಂತು ಅಂತ ಅರ್ಥ. ನಮಗೆ ತೋರಿಸ್ತಾರೆ, ಏನೇ ಹರಕೆ ಹೊತ್ಕೊಂಡಿದ್ರೆ ಜ್ಞಾನ ಕಾರ್ಯದ ಮೂಲಕ ತೀರಿಸ್ಬೇಕೇ ಹೊರತು ಬೇರೆದಿಂದ ತೀರಿಸಕ್ಕೆ ಬರೋದಿಲ್ಲ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ, ಲಕ್ಷಾಲಂಕಾರ ಆಯಿತು. ಅದೇ ರೀತಿ ಮುಂದೆ ಸಂಚಾರ ಮಾಡ್ತಾ ಹೋಗ್ತಾ ಎಲ್ಲೂರು ಅಂತ ಒಂದು ಊರಿದೆ, ವಿಶ್ವನಾಥ ದೇವರಿದ್ದಾರೆ, ಭಾಳ ದೊಡ್ಡ ಲಿಂಗ. ಅದು ದರ್ಶನ ಮಾಡ್ಕೊಂಡು ಬಂದಾಗ ಅಲ್ಲಿ ನಂದೀಶ್, ದೊಡ್ಡ ನಂದೀಶ್ವರ, ದೊಡ್ಡ ಎತ್ತೆ ಮನೆಯಿಂದ ಕಾಣಿಸ್ತಾರೆ, ದೊಡ್ಡ ನಂದೀಶ್ವರ ಇದ್ದಾರೆ, ಹೋಗಿ ನೋಡ್ಬೇಕು ನೀವು. ಮೈಗೆ ಹಾದಾಗಾಯ್ತು ಅಂತ ವಾದಿರಾಜ ಸ್ವಾಮಿಗಳಿಗೆ. ಅದಕ್ಕೆ ಸ್ವಾಮಿ ನನಗೂ ಸ್ತೋತ್ರ ಮಾಡಿ ಅಂತ ಕೇಳ್ಕೊಂಡಂತದ್ದು. ಜನ ಸ್ತೋತ್ರ ಮಾಡ್ಬೇಕಾದ್ರೆ ನೀವು ನಿಮ್ಮಂಥವ್ರು ಸ್ವಲ್ಪ ರೆಕಗ್ನೈಸ್ ಮಾಡಿದ್ರೆ ಸಂತೋಷ ಆಗುತ್ತೆ, ಸ್ತೋತ್ರ ಮಾಡಿ ಅಂದ್ರಂತೆ. ತಷ್ಟ ಶೋಕ ಬರೆದ್ಬಿಡ್ತಾರೆ, ಸುಚಾರು ಕರ್ಣ ಶೃಂಗ ಲಾಂಗೂ ಶೃಂಗಾಂಗ್ರಿಧರ ದುಂಗುಖ ಸುಕಾರು ಸುಚಾರು ಕರ್ಣ ಲಾಂಗೂಲ ಶೃಂಗ ಅಂಘ್ರಿ ಉದರ ದುಂಗುಖಂ ಕಕುದ್ಮಂತಂ ವೃಷಂ ಶ್ವೇತಂ ನೌಮಿ ಶಂಕರ ವಾಹನಂ. ಇಡೀ ನಮ್ಮ ಸಿದ್ಧಾಂತದೊಳಗೆ, ವೈಷ್ಣವ ಸಿದ್ಧಾಂತದೊಳಗೆ ಒಂದೇ ಒಂದು ನಂದೀಶ್ವರನ ಶ್ಲೋಕ ಅಂದರೆ ಇದು. ಎಂಥ ಶ್ಲೋಕ ಬೇಕು ಅಂದರೆ ಅವೈಲಬಲ್ ಅವ್ರ ಗ್ರಂಥದೊಳಗೆ. ನಂದೀಶ್ವರನ ಸ್ತೋತ್ರ ಮಾಡಿ ಹಾಕಿ ಮಣ್ಣೆತ್ತಿನವಾಸಿ ಅಂತ ಬರುತ್ತೆ, ನಂದೀಶ್ವರ ಉಪಯೋಗಿಸ್ಬೇಕು ಅದನ್ನು. ಮಣ್ಣೆತ್ತು ಇಲ್ಲ, ಎತ್ತೇ ಮಣ್ಣಾಗಿದೆ ಅಂಥ ಕಾಲ ಇದು. ಮಣ್ಣಿಂದ ಎತ್ತಲ್ಲ, ಎತ್ತರಿಂದನೇ ಮಣ್ಣು, ಅಂಥ ದರಿದ್ರ ಕಾಲ. ಜನಕ್ಕೆ ಅರ್ಥ ಆಗೋದಿಲ್ಲ, ಮಾಡಿದರೆ ಎಷ್ಟು ಒಳ್ಳೆ ಶ್ಲೋಕ ಬರ್ಕೊಡ್ತಾರೆ. ಗಂಗಾ ಸ್ತೋತ್ರ ಬೇಕಾ, ಅದ್ಭುತ ಗಂಗಾ ಸ್ತೋತ್ರ, ಕಾವೇರಿ ಸ್ತೋತ್ರ, ಕೃಷ್ಣವೇಣಿ ಸ್ತೋತ್ರ, ಆಮೇಲೆ ರಂಗನಾಥನ ಸ್ತೋತ್ರ, ಕೃಷ್ಣನ ಸ್ತೋತ್ರ, ನೇತ್ರಾವತಿ ಸ್ತೋತ್ರ, ಎಷ್ಟು ಬೇಕು ನಿಮಗೆ ಸುರಿಮಣೆ ಮಾಡಿಬಿಡ್ತಾರೆ ವಾದಿರಾಜ ಸ್ವಾಮಿಗಳು. ಕೇಳ್ತಿರ್ಲಿಕ್ಕೆ ಶ್ರೀ ವಿಷ್ಣು ತೀರ್ಥ ಮುನಿಮಿತ್ರ ಸುರಾರಿ ಜೈತ್ರ ಶ್ರೀಕೃಷ್ಣ ಪಜ್ಜಲಜ ಭೃಂಗ ಕೃತಾಘ ಭಂಗ ಸಹೇಶ ದೇಹಿ ಸಕಲೈ ಸೀತಮ ಅನ್ನಂ ಅಂತ ಹೇಳ್ತಾ ವಿಷ್ಣುತೀರ್ಥ ಮುನಿಮಿತ್ರ ಅಂತ ಸುಬ್ರಹ್ಮಣ್ಯ ಕ್ಷೇತ್ರ ವರ್ಣನೆ ಮಾಡ್ತಾನೆ. ಸುಬ್ರಹ್ಮಣ್ಯ ಸುರಾಗ್ರಗಣ್ಯ ಸುಜನಾರಣ್ಯ ಜ್ವಲತ್ ಪಾವಕ ಕುಜರಾರಣ್ಯ ಜ್ವಲತ್ ಪಾವಕ ಪ್ರಭ್ರೂಯಾತ್ ತವ ವಿಕ್ರಮಂ ಭುವಿ ಕವಿಹಿ ಕೋವಾಮ ರೋವಾದಿವಿ ಯಪ್ರಾಗ ಪ್ರತಿಮಲ್ಲ ತಾರಕ ಮಹಾದ್ವಂದ್ವಂ ಸುದೃಪ್ತಂ ದೈತ್ಯಂ ಭವಾನ್ ಅಂತ ವರ್ಣನೆ ಮಾಡ್ತಾ ತಾರಕಾಸಂದುಕೊಂದ ಮಹಾನುಭಾವರು ಅಂತ ಸ್ತೋತ್ರ ಮಾಡಿ ಸುಬ್ರಹ್ಮಣ್ಯಕ್ಕೆ ಹೋದ ನೆನಪು ಮಾಡ್ಕೋಬೇಕು ಶ್ಲೋಕವನ್ನು ಬರೀತಾರೆ. ಎಲ್ಲಿಗೆ ಹೋದರೂ ಅವ್ರ ಶ್ಲೋಕ ಇತ್ತು ಅಂದರೆ ತೀರ್ಥಯಾತ್ರಿ ಸಕ್ಸಸ್ಫುಲ್ ಅಂತ ಅರ್ಥ. ಅದೇ ಬರೀತಾರೆ ಅವ್ರ ಶಿಷ್ಯರು ಇಡೀ ತೀರ್ಥಯಾತ್ರೆ ಮಾಡೋದೊಂದು, ತೀರ್ಥ ಪ್ರಬಂಧ ಓದೋದೊಂದು, ತೀರ್ಥ ಪ್ರಬಂಧ ಓದಿಕೊಂಡು ಇಡೀ ತೀರ್ಥಯಾತ್ರೆ ಮಾಡಿದ್ರೆ ನಂಬರ್ ಒನ್ ಅದು. ಅದಕ್ಕಿಂತ ದೊಡ್ಡ ಪುರುಷಾರ್ಥ ಸಿಗೋದಿಲ್ಲ ನಿಮಗೆ, ಅಷ್ಟು ಶ್ರೇಷ್ಠ. ನಿಮಗೆ ಎರಡೂ ಮಾಡೋಕ್ಕಾಗೋದಿಲ್ಲ. ಇದು ಬರೀ ತೀರ್ಥ ಪ್ರಬಂಧ ಓದ್ತೀವಿ, ಬರೀ ತೀರ್ಥಯಾತ್ರೆ ಮಾಡ್ತೀವಿ, ಎರಡರಲ್ಲಿ ಒಂದು ಅಂತ ಹೇಳೋದಾದರೆ ತೀರ್ಥಯಾತ್ರೆ ಬಿಟ್ಟುಬಿಡಿ, ತೀರ್ಥ ಪ್ರಬಂಧ ಓದಿಬಿಡಿ ಸಾಕು ಅಂತ ಹೇಳ್ತಾರೆ. ಜನಾನ್ ತದಾವರ್ತನ ಶೀಲಿನಶ್ಚ ತ್ಯಕಾರ ತೀರ್ಥಾಟನ ಪುಣ್ಯಭಾಜಃ. ನಿತ್ಯ ಓದ್ತಿದ್ರೆ ಸಾಕು, ನಿತ್ಯ ತೀರ್ಥಯಾತ್ರೆ ಮಾಡಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ನಿತ್ಯ ಭರತಖಂಡ ತೀರ್ಥಯಾತ್ರೆ ಮಾಡಬೇಕು ಅಂದ್ರೆ ಓದಿಬಿಡಿ. ಎಷ್ಟು ಚಿಲ್ಲ 200 ಶ್ಲೋಕ ಆರಾಮಾಗಿ ಓದಿ ಹಾಕ್ಬಿಡ್ಬೋದು. ಎಷ್ಟೊತ್ತು ಬೇಕು ಗೊತ್ತಾ ನಿಮಗೆ? ಸರಿಯಾಗಿ ಮಾಡಿ 20 ನಿಮಿಷ ಅಷ್ಟೇ. 20 ನಿಮಿಷದಲ್ಲಿ ಎಂಟೈರ್ ವರ್ಲ್ಡ್ ಟೂರ್, ಭರತಖಂಡ ಟೂರ್ ಮಾಡಿಸ್ಬಿಡ್ತಾರೆ ವಾದಿರಾಜಸ್ವಾಮಿ ಡೈಲಿ. ಮತ್ತೆ ಒಂದಿಸಲ್ಲ, ಡೈಲಿ ಟ್ರಿಪ್. ಆಲ್ ಇಂಡಿಯಾ ಡೈಲಿ ಟ್ರಿಪ್ ಹಾಕ್ಬೇಕಂದ್ರೆ ತೀರ್ಥ ಪ್ರಬಂಧ ಓದಬೇಕು. ಅಂಥ ಅಪೂರ್ವವಾದ ಮಾತು ಜನ ಅದಕ್ಕೆ ಹೇಳ್ತಾರೆ. ಅರ್ಚೆಗಳಿಗೆ ಪರಮಾರ್ಥವ ತೋರುವ ತೀರ್ಥ ಪ್ರಬಂಧವ ಕೀರ್ತನೆಗೈದೆ ವಾದಿರಾಜ. ಅಂದರೆ ಎಷ್ಟು ವೆರೈಟಿ ಗ್ರಂಥಗಳು, ಸ್ತೋತ್ರಗಳಂತೂ ಅವ್ರದೇ ಸಿಂಹಪಾಲು. ಇವತ್ತು ನಮಗೆ ಸಿಕ್ಕಿರತಕ್ಕಂಥ ವೈಷ್ಣವ ಸಾಹಿತ್ಯ ಸ್ತೋತ್ರದಲ್ಲಿ ಅತಿ ಹೆಚ್ಚು ಸ್ತೋತ್ರ ಬರೆದು ವಾದಿರಾಜಸ್ವಾಮಿ. ಯಾವ ಸ್ತೋತ್ರ ವಾದಿರಾಜರ ಮೇಲೆ ವಾದಿರಾಜ ಸ್ತೋತ್ರ ಒಂದು ಗಂಟೆ ಸಿಗಲೇಬೇಕು ಆ ರೀತಿ ಬರೆದಿರ್ತಾರೆ. ನಮಗೆ ಎಷ್ಟು ಅಭ್ಯಾಸ ಆಗೋಗಿದೆ ಕೊನೆಗೆ ಅಂತ ಕೇಳಿದರೆ, ಯಾವುದಾದ್ರೂ ಹೊಸ ಸ್ತೋತ್ರ ಸಿಕ್ಕು ಯಾರು ಬರೆದಿದ್ರೆ ಅದು ಗೊತ್ತಾಗದೆ ಹೋದರೆ ವಾದಿರಾಜರು ಬರೆದಿರ್ಬೇಕು ಅನ್ಕೊಂಡ್ಬಿಡಿ ಅಂತ ಹೇಳಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಹೆಸರು ಅಂಟ್ಕೋಬಿಟ್ಟಿದೆ ಅವರಿಗೆ. ಸ್ತೋತ್ರಕ್ಕೂ ಅವರಿಗೆ ಗಂಟು ಬಿದ್ದು ಹೋಗ್ಬಿಟ್ಟಿದೆ. ಗೋತ್ರ ಗೊತ್ತಿಲ್ಲದ ಕಶ್ಯಪ ಗೋತ್ರ ಅಲ್ಲಿ ಅಂತ ಹೇಳಿಬಿಡ್ತಾರೆ. ಆ ಟೈಪ್ ಇವ್ರಿಗೆ ಸ್ತೋತ್ರ ಕರ್ತರು ಗೊತ್ತಿರುವ ವಾದಿರಾಜ ಹೆಸರು ಹೇಳ್ಬಿಟ್ರೆ ಮುಗಿದೋಯ್ತು. ಪ್ರಾಣದೇವ್ರು ನೋಡ್ತಾರೆ, ಪ್ರತಿಷ್ಠಾಪ ಯಾರು ಮಾಡಿ ಗೊತ್ತಿಲ್ಲ, ವ್ಯಾಸರಾಜರು ಅಂತ ಹೇಳ್ಬಿಡೋದು ಮುಗಿದೋಯ್ತು ಇಮಿಡಿಯೆಟ್ಟಾಗಿ. ಯಾವ್ದಾದ್ರೆ ಅವರವರೇ ಹೆಸರು ಇರ್ತಾರೆ. ಅಂತ ಒಂದು ವಿಚಿತ್ರ ಮಹಿಮೆ ತೋರಿಸಿದವರು ವಾದಿರಾಜ ಸ್ವಾಮಿಗಳು. ಕೊನೆಗೆ ಒಂದು ಕಾಲ ಬಂತು, 120 ವರ್ಷದ ಜೀವನ. ಅವರು ಒಬ್ಬರು ಆಶ್ರಮ ಕೊಟ್ಟರು ವೇದವೇದ ತೀರ್ಥರು ಎಂಬವರಿಗೆ. ಅವರಿಗೆ ಸ್ವಲ್ಪ ವಯಸ್ಸಾಗಿತ್ತು, ಪಾಪ ಮನಸ್ಸಲ್ಲೇ ಪೇಚಾಡ ಶುರು ಮಾಡಿದ್ರಂತೆ. ನಮ್ಮ ಗುರುಗಳು ನೋಡಿದ್ರೆ ಕಲ್ಗುಂಡಿದ್ದಾಗಿದ್ದಾರೆ, ಗಟ್ಟುಮುಟ್ಟಾಗಿದ್ದಾರೆ. ನಾನೇ ವಯಸ್ಸು ಜಾಸ್ತಿ ಆದಾಗ ಆಗೋಗ್ಬಿಟ್ಟಿದೆ, ನನಗೆ ಪರ್ಯಾಯ ಸಿಗುತ್ತೋ ಇಲ್ಲೋ ಅಂತ ಯೋಚನೆ ಶುರುವಾಯಿತು ಅಂತ ಅವ್ರಿಗೆ. ಇವ್ರು ಹೋಗೋವರೆಗೂ ಪರ್ಯಾಯ ಇಲ್ಲ, ಇವ್ರು ಹೋಗೋ ಲಕ್ಷಣ ಇಲ್ಲ, ಏನು ಮಾಡಬೇಕೀಗ, ಒಳ್ಳೆ ಜೋರಾಗಿದ್ದಾರೆ, ಏನು ಮಾಡಬೇಕು, ಯಾರಿಗೂ ಅಂತ ಹೇಳಿಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರಂತೆ. ವಾದಿರಾಸ ಒಳ್ಳೆ ಜ್ಞಾನಿಗಳವ್ರು ಕರೆದ್ರಂತೆ ವೇದವೇದ್ಯರು, ಯೋಚನೆ ಮಾಡಬೇಡಿ, ಈ ಸರ್ ನಿಮ್ಮದೇ ಪರ್ಯಾಯ ಆಗಲಿ ಅಂದರು. ನಿಮ್ಮದೇ ಪರ್ಯಾಯ ಆಗಲಿ, ಅವ್ರ ಪಾಪ ಸ್ವಾಮಿ ಏನೋ ಅನ್ಕೋಬಿಟ್ಟೆ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಅಂದ್ರಂತೆ. ಇಲ್ಲ, ನನಗೆ ಅರ್ಥ ಆಗ್ತದೆ ಪಾಪ, ಕೃಷ್ಣ ಪೂಜೆ ಮಾಡಬೇಕು ಅಂತ ಮನಸ್ಸಲ್ಲಿ ಅಪೇಕ್ಷೆ ಇದೆ ನಿಮಗೆ, ಅವಶ್ಯ ಮಾಡಿ ಸ್ವಾಮಿ, ನಿಮ್ಮ ಪರ್ಯಾಯ ಅಂತ ಹೇಳಿದರೆ ಯೋಚನೆ ಬೇಡ, ಬೇರೆ ಕಡೆ ಮಾಡ್ಕೋತೀನಿ ಅಂದ್ರಂತೆ. ಸೋದೆ ನಿರ್ಮಾಣ ಮಾಡಿಸ್ತಾರೆ. ಸೋದೆ ಅಂದರೆ ಡೂಪ್ಲಿಕೇಟ್ ಉಡುಪಿ ಮಾಡಿಸೇ ಮಾಡಿಸ್ತಾರೆ. ಇಲ್ಲಿ ಕೃಷ್ಣ ತ್ರಿವಿಕ್ರಮ, ಮಧು ಸರೋವರ ಧವಡಗಂಗಾ, ಚಂದ್ರಮೌಳೇಶ್ವರ ಅಲ್ಲಿ ಚಂದ್ರಮೌಳೇಶ್ವರ ಎಲ್ಲ ಮಾಡದೆ ಮಾಡಿಬಿಟ್ಟು ಅದನ್ನು ಅಲ್ಲಿ ಚಾತುರ ಅಲ್ಲಿ ಪರ್ಯಾಯ ಕೂತರಂತೆ ವಾದಿರಾಜ. 2 ವರ್ಷ ಅಲ್ಲಿ ಕೂತರಂತೆ. ಇವತ್ತಿನವರೆಗೂ ಪರ್ಯಾಯ ಉಡುಪಿಯ ಸೀನಿಯರ್ ಸ್ವಾಮಿಗಳು ಹೊರಗೆ ಮಾಡಿದ ಒಂದೇ ದಾಖಲೆ ವಾದಿರಾಜ ಸ್ವಾಮಿಗಳು. ಸೋದೆಯೊಳಗೆ ಸೋದೆಯನ್ನು ಉಡುಪಿ ಮಾಡಿದವರು, ಇನ್ನೂ ಹೇಳುವ ಸೋದೆಯನ್ನು ಉಡುಪಿ ಮಾಡಿದ ಗುರುಗಳು ಅಂದರೆ ವಾದಿರಾಜ ಸ್ವಾಮಿಗಳು. ಆ ಪೂರ್ತಿ ಪರ್ಯಾಯ ನಡೆಸಿಬಿಟ್ಟು ವೇದ ವೇದರಿಗೆ ಅವಕಾಶ ಕೊಟ್ಟರಂತೆ. ಅದು ಭಾರಿ ಖುಷಿಯಾಗೋಯ್ತು. ಆಮೇಲೆ ಹೇಳ್ತಾರೆ, ನಿಮಗೆ ಅವಕಾಶ ಕೊಡಲಿಕ್ಕೆ ಅಂತ ಕೊಟ್ಟೆ ನಾನು, ಇನ್ನೂ ಒಂದು ಪರ್ಯಾಯ ಮಾಡ್ತೀರಿ ನೀವು ಅಂದ್ರಂತೆ. ಆಮೇಲೆ ಅವರಿಗೆ ಇನ್ನೊಂದು ಪರ್ಯಾಯನೂ ಮಾಡ್ತಾರೆ. ಆಮೇಲೆ ಅವ್ರ ಪರ್ಯಾಯ ಕಾಲಕ್ಕೆ ವಿಜಯನ ರಾಜರು ಹೋಗಿಬಿಟ್ಟು ಮಧು ಸರೋವರಕ್ಕೆಲ್ಲ ಈ ಸ್ಟೆಪ್ಸ್ ಹಾಕಿಸಿದರು ಅಂತ ಹೇಳ್ತಾರೆ. ಕಲ್ಲಿನ ಬಂದು ಹಾಕಿಸಿದ್ದು ಅವರ ಪರ್ಯಾಯ ಕಾಲಕ್ಕೆ, ಅದರ ಶಾಸನ ಸಿಗುತ್ತೆ ಅದರ ಬಗ್ಗೆ ಕೂಡ. ಇದು ಅವರ ಒಂದು ಕಾರುಣ್ಯದ ಮುಖ. ಇದು ಇಷ್ಟೆಲ್ಲ ಮಾಡಿ ಕೊನೆಗೆ ಇಂದ್ರದೇವರು ತಿರುಕುರುಪತಿ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಅದೊಂದು ಅದ್ಭುತನೇ. ಮತ್ತೆ ಅರಸಪ್ಪ ನಾಯಕ ಎಲ್ಲ ನಿಂತ್ಕೊಂಡ, ದೇವಸ್ಥಾನ ತಯಾರಾಯಿತು, ಎಲ್ಲ ತಯಾರಾಯಿತು, ದೇವರೇ ಇಲ್ಲ, ದೇವ್ರ ಪತ್ತೆನೇ ಇಲ್ಲ. ಎಂದು ನಮ್ಮ ನೋಡ ನೋಡ ಸುಮ್ಮನೆ ಅಂತಿದ್ದಾರೆ, ಆಗಲೇ ಆಗಲೇ ಅಂತಿದ್ದಾರೆ ಅಷ್ಟೇ. ಸರೋವರ ಆಯಿತು, ಇದಾಯಿತು, ಎಲ್ಲ ಆಗೋಗ್ಬಿಡ್ತು. ಪರ್ಯಾಯ ಕೂಡಬೇಕು, ವಿಗ್ರಹನೇ ಇಲ್ಲ. ಬರುತ್ತೆ ಬರುತ್ತೆ ಅಂದರೆ ಪ್ರತಿಷ್ಠಾ ಹೊತ್ತು ಬಂದೋಯ್ತು, ಇನ್ನೂ ಬಂದಿಲ್ಲ. ಎಲ್ಲಿದೆ ಅಡ್ರೆಸ್ ಕೂಡ ಗೊತ್ತಿಲ್ಲ, ಶಿಲ್ಪಿ ಎಲ್ಲಿದ್ದಾರೆ ಗೊತ್ತಿಲ್ಲ, ಏನು ಮಾಡಬೇಕಾಗ. ಆಗ ಭೂತರಾಜ ಅಂದ್ರಂತೆ, ಭೂತರಾಜ ತೊಗೊಂಡು ಬಂದಂಥ ಅದನ್ನು. ಎಲ್ಲಿ ರಥ ಸಮೇತ ಬದರಿಯಿಂದ ಕಾಶಿಯಿಂದ ಹೊತ್ಕೊಂಡು ಬಂದರೆ ದೊಡ್ಡ ದೇವ ಅದೆಂಥ ದೇವರು, ತಿರುಕ್ರಮ ದೇವರು. ಬರೀ ವಿಗ್ರಹ ಅಲ್ಲ, ಅಲಾಂಗ್ವಿತ್ ರಥ. ಸುತ್ತ ಗುಡಿ ಇದೆ, ಒಳಗೆ ಗರ್ಭಗುಡಿ ಕಟ್ಸೇ ಇಲ್ಲ ಅವರು. ಗರ್ಭಗುಡಿ ಖಾಲಿ ಬಿಟ್ಬಿಟ್ಟಿದ್ದಾರೆ, ದೇವರು ಖಾಲಿ, ಗರ್ಭಗುಡಿನೂ ಖಾಲಿ. ಆ ಕಡೆಯಿಂದ ಬರ್ತದೆ ಈ ಬರ್ತದೆ ಅಂತ ಹೇಳ್ತಿದ್ದಾರೆ. ಬಂದರೆ ರಥದ ಸಮೇತ ಹೊತ್ಕೊಂಡ್ಬರ್ತಾರೆ ಭೂತರಾಜ, ರಥದ ಸಮೇತ ತಂದು ಅಲ್ಲಿ ಇಟ್ಟುಬಿಟ್ರಂತ ಪೂರ್ತಿಯಾಗಿ. ಇವತ್ತಿಗೂ ತ್ರಿವಿಕ್ರಮ ದೇವರ ದೇವಸ್ಥಾನ ನೋಡಿ, ಗರ್ಭಗುಡಿನ, ಅದು ಪೂರ್ತಿ ರಥ. ಅದು ಹಂಪಿಯ ಕಲ್ಲಿನ ರಥ ಇದೆಯಲ್ಲ ಅಂತ ರಥ. ಅದು ಸುತ್ತ ಗಾಲಿಗಳು ಹಾಗೆ ಇದೆ, ಅದು ಒಂದು ಗಾಲಿ ಇಲ್ಲ, ನಾಲ್ಕು ಒಂದು ಗಾಲಿ ಮಿಸ್ಸಿಂಗ್. ಅದಕ್ಕೆ ಯಾತಕ್ಕೆ ಭೂತರಾಜರು ತರ್ತಿರ್ಬೇಕಾದ್ರೆ ರಾಕ್ಷಸ ಅಡ್ಡ ಬಂದಂತೆ.
ರಾಕ್ಷಸ ನಮ್ಮಂತವ್ರು ಇರ್ತಾರೆ ರಾಕ್ಷಸ, ನಮ್ಮವರೇ ಹೊರಗಿನವರು ರಾಕ್ಷಸರಲ್ಲ, ಏನೋ ಅಡ್ಡಿ ಮಾಡಬೇಕು ಅಂತ ಕಾಯ್ತಿರ್ತಾರೆ ಅಷ್ಟೇ. ಅದಕ್ಕೆ ಟೈಮ್ ಆಗೋಗ್ಬಿಟ್ಟು ಒಂದು ಗಾಲಿ ತೆಗೆದು ಎಷ್ಟು ಅಷ್ಟು ಬಿಟ್ಟನಂತೆ, ಸತ್ತೋಗ್ಬಿಟ್ಟನಂತೆ, ಒಂದು ಗಾಲಿ ಮಿಸ್ಸಿಂಗ್. ಅದಕ್ಕೆ ಮೂರು ಗಾಲಿ ರಥ ಅದು ಒಂದು. ಅಲ್ಲಿ ಬಂದು ಆರಾಮವಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ, ಹೊಸ ಮಹಿಮೆ ತೋರಿಸ್ಬಿಟ್ರು. ಅರಾಂಗ್ ದೇವರನ್ನ ಅಲ್ಲಿಂದ ತರಿಸಿ ರಥ ಸಮೇತ ಪ್ರತಿಷ್ಠಾಪನೆ ಮಾಡಿದ ದಾಖಲೆ ಅವರು. ಧ್ವಜಸ್ತಂಭ ಹೊಂದಿದೆ, ನಿಲ್ಲಿಸ್ಲಿಕ್ಕೆ ಅಂತ ಹೋಗ್ತಿದ್ದಾನೆ, ಏನು ಮಾಡಿ ಧ್ವಜಸ್ತಂಭ ನಿಲ್ತಾ ಇಲ್ಲ. ಅದಕ್ಕೆ ಎಷ್ಟು ಪ್ಲಾನ್ ಮಾಡಿದ್ರು ಬುಳ್ಳುಳ್ಳು ಹೋಗ್ತಾ ಇತ್ತಂತೆ. ಆಗ ಶಿಲ್ಪಿ ಭಾರಿ ಸಿಟ್ಕೊಂಡ್ಬಿಡ್ತಂತೆ, ಏನು ಮಾಡಿ ನಿಲ್ತಾ ಇಲ್ಲ ದರಿದ್ರ ಅಂತ ಹೇಳ್ಬಿಟ್ಟು ಕೊನೆಗೆ ಈ ಸತ್ ಬಿದ್ದರೆ ಬಾಜರಾಸವಳ ಆದರೆ ಆಣೆ ಅಂತ ಹೇಳ್ಬಿಟ್ಟಂತ ತಷ್ಟ ಹಾಗೆ ನಿಂತ್ಕೊಂಡ್ಬಿಡಿ. ಇವತ್ತಿಗೂ ಹಾಗೆ ನಿಂತಿದೆ, ನೀವು ಬೇರೂರು ಹಳೆಬಿಡ ಮುಂದೆ ಕರ್ಚಿಫಾಗಿ ತೆಗಿತಾರೆ ಅಂತ ಹೇಳ್ತಾರೆ ಧ್ವಜಸ್ತಂಭದ ಮುಂದೆ ಈ ಕಡೆ. ಅದು ಅಲ್ಲೇ ತೆಗೆಯಲ್ಲ, ಅದು ಹಾಗೆ ಬರುತ್ತೆ ಸೋದೆ ಮುಂದೆ. ಅದು ಒಳಗೆ ಫೌಂಡೇಶನ್ ಯಾತ್ರ ಸುಮ್ಮನೆ ನಿಲ್ಲಿಸಿಬಿಟ್ಟಿದ್ದಾರೆ, ಹಾಗೆ ನಿಂತಿದೆ. ಈ ಕಡೆ ಕರವತ್ರ ಆ ಕಡೆ ತೆಗೆದುಬಿಡ್ಬೋದು, ನಿಮಗೆ ಸಪೋರ್ಟೇ ಇಲ್ಲ ಬನಿತಿ ನಿಂತಿದೆ. ವಜ್ರಾಸವಳ ಆಣೆ ಇಟ್ಟಿದ್ದಕ್ಕೆ ಹಾಗೆ ನಿಂತಿದೆ ಅಂತ. ಅದು ಒಂದು ಯಾರು ಬಿಲ್ಡಿಂಗ್ ಇರಲ್ಲ, ಬಿಲ್ಡಿಂಗ್ ಕಟ್ಸೋರೆಲ್ಲ ಬ್ರಿಟಿಷವ್ರು ಬಿಡಿದ ವಜ್ರಾಸವಳ ಆಣೆ ಅಂತ ಕಟ್ಸಿಬಿಟ್ರೆ ಯಾವುದು ಬಿಡೋದಿಲ್ಲ. ಆಮೇಲೆ ವಜ್ರಾಸ ನೆನಪು ಮಾಡ್ಕೋಬೇಕಷ್ಟೇ, ಪಾಪಿಷ್ಟು ಅದನ್ನು ನೆನಪು ಮಾಡ್ಕೋಬೇಕಷ್ಟೇ. ಯಾವ ಪ್ಲಾನ್ ಸ್ಯಾಕ್ಷನ್ ಆದರೂ ಕೂಡ ಕೊನೆಗೆ ವಜ್ರಾಸವಳ ಆಣೆ ಅಂತ ಇಟ್ಕೊಳ್ಳೋ ಅಭ್ಯಾಸ ಮಾಡಬೇಕಷ್ಟೇನೆ. ಇವತ್ತಿಗೂ ನಿಂತ್ಕೊಂಡಿದ್ದೆ ಹಾಗೆ. ಅಂಥ ಮಹಾ ತಪಸ್ವಿಗಳು ಅವರು, ಯಾರೋ ಒಬ್ಬರು ಅವರು ತಪ್ಪು ಏನು ಮಾಡಿದ್ರು ಆಗೋದಿಲ್ಲ, ಇವ್ರನ್ನ ಕೊಂದು ಬಿಡಬೇಕು ಅಂತ ಹೇಳಿ ದೊಡ್ಡ ಬಂಡೆ ಅದು ದಬ ಕೂತ ಉರುಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಂತೆ. ಎಂಥ ಕೆಟ್ಟವರು ಇರ್ತಾರೆ ಇವರೆಲ್ಲ ಕೂಡ. ವಜ್ರಾಸವಳು ಕೂತಿದ್ದಾರೆ, ದೊಡ್ಡ ಬಂಡೆ ಹಿಂದ್ಗಡೆ ನೋಡಿದ್ರಂತೆ, ಹಾಗೆ ತಿಷ್ಠ ಅಂದ್ರಂತೆ. ಇವತ್ತಿಗೂ ಹಾಗೆ ನಿಂತ್ಕೊಂಡಿದೆ ಅಲ್ಲಿ ನೋಡಿ, ದೊಡಗಂಗಾ ತೀರದೊಳಗೆ. ಅಲ್ಲಿ ಹೋರಕ್ಕೆ ಹೆದರಿಕೆ ಯಾವ ಬೆಳೆ ತೊಂಬಾಗಿದೆ, ಅದು ಅವತ್ತಿನ ಕಾಲದ ಹಾಗೆ ಇದೆ ಅಂತೆ. ಅದು ನಿಲ್ಲಿಸಿದಕ್ಕೆ ಹಾಗೆ ನಿಂತ್ಕೊಂಡಿದೆ ಅಂತ ಹೇಳ್ತಾರೆ. ಎಂಥ ಅದ್ಭುತ ತಪಸ್ಸೆ, ಅಷ್ಟು ವರ್ಷನೂ ಮುಗೀತು. ಆಗ ಇಂದ್ರದೇವರ ದೂತರು ಬಂದರಂತೆ, ಸ್ವಾಮಿ ನಿಮ್ಮ ಭೂಲೋಕದ ಅವಧಿ ಮುಗಿದಿದೆ, ದಯವಿಟ್ಟು ವಾಪಸ್ ಬರಬೇಕು, ದೇವತೆಗಳು ಕಾಯ್ತಾ ಇದ್ದಾರೆ ಅಂದ ತಕ್ಷಣ ನಾನೀಗ ಬರೋದಿಲ್ಲ, ಇನ್ನೂ ಟೈಮ್ ಇದೆ ಅಂತ ಹೇಳಿದರು. ಇನ್ನೂ ಟೈಮ್, ಪೇಪರ್ ಕೊಡೋಕೆ ಇನ್ನೂ ಇದು ಟೈಮ್ ಇದೆ ಸರ್ ಅಂತಾರಲ್ಲ, ಕೊಡೋದಿಲ್ಲ ಅಂತ. ಯಾತಕ್ಕೆ? ಯಮಿವರನೆ ತ್ರಿವಿಕ್ರಮ ರಥೋತ್ಸವ ಸಮಯವಿದೆಂದರಿತು ಉತ್ಕ್ರಮಣವ ತೊರೆದೆ. ನೋಡಿ, ನಾಳೆ ಹುಣ್ಣಿಮೆ, ತ್ರಿವಿಕ್ರಮದೇವ ರಥೋತ್ಸವ ಇದೆ, ಫಾಲ್ಗುಣ ಮಾಸದ ಹುಣ್ಣಿಮೆ ರಥೋತ್ಸವ ಇದೆ, ಅದನ್ನು ಮುಗಿಸೇ ಬರತಕ್ಕಂಥವ್ ನಾನು ಬರೋದಿಲ್ಲ ಅಂತ ಹೇಳಿದ್ರಂತೆ. ಸ್ವಾಮಿ ಕಾಯ್ತಿರ್ತೇವೆ ಅಂದ್ರಂತೆ, ಕಾಯ್ತಕ್ಕೂ ತೆರಿ ಅಂದ್ರಂತೆ. ದೇವತೆಗಳ ಪ್ಲೇನ್ ಕಾಯಿಸ್ತಾರೆ ಅವರು, ಭೂಲೋಕದ ಪ್ಲೇನ್ ಕಾಯೋದಿಲ್ಲ, ದೇವತೆಗಳ ಪ್ಲೇನ್ ಕಾಯ್ತಾ ಇದೆ. ಸಾಂಗೋ ರಥೋತ್ಸವ ಮುಗಿಸ್ತಾರೆ, ಪಾಡ್ಯ ಮುಗಿತು, ಬಿದಿಗೆ ಮುಗಿತು, ತೃತೀಯಾದ ದಿವಸ ಎಲ್ಲರೂ ನೋಡ್ತಿರ್ಬೇಕಾದ್ರೇ ಸಶರೀರ ಬೃಂದಾವನ ಪ್ರವೇಶ ಫಸ್ಟ್ ಟೈಮ್ ಮಾಡಿದ್ದರು ರಾಯರ. ಆಮೇಲೆ 71 ವರ್ಷ ರಾಯರು ಮಾಡಿದ್ದು ಈ ಸಶರೀರ ಬೃಂದಾವನ. ದೊಡ್ಡ ಬೃಂದಾವನ ಪ್ರತಿಷ್ಠೆ ಮಾಡಿಸಿದ್ದಾರೆ, ಮಧ್ಯದಲ್ಲಿ ಜಾಗ, ಒಳಗೆ ಕೂಡ್ತೇನೆ ಭೂತರಾಜರೇ, ನಾನು ಜಪಸ್ಥಾನ ಬಿಟ್ಟು ತಕ್ಷಣ ಮುಚ್ಚಿಬಿಡ್ಬೇಕಷ್ಟೆ ಅಂತ ಹೇಳಿ ಒಳಗೆ ಕೂತರಂತೆ. ಜಪ ಮಾಡ್ತಾ ಕೊಡ್ತಾರೆ, ಶಿಷ್ಯರಿಗೆ ಸಂದೇಶ ಕೊಡ್ತಾರೆ, ಅನುಗ್ರಹ ಮಾಡ್ತಾರೆ, ಪೂರ್ವವಾದ ರೀತಿಯಲ್ಲಿ ಪೂಜಾದಿಗಳನ್ನು ತೀರ್ಥ ಕೊಟ್ಟು ಎಲ್ಲ ಮಾಡಿ ಕೂತವರು ಜಪಕ್ಕೆ ಕೂತರಂತೆ. ಸರ ಬಿತ್ತಷ್ಟ ಮುಚ್ಚರಕ್ಕೆ ಹೇಳಿರ್ತಾರೆ, ಸರ ಬಿಡ್ತಾರೆ ತಕ್ಷಣ ಮುಚ್ಚಿಬಿಡ್ತಾರೆ. ಇವತ್ತು ಒಳಗೆ ಕೂತಿದ್ದಾರೆ ವಜ್ರಾಸ ಬೃಂದಾವನದೊಳಗೆ ಕೂತಿದ್ದಾರೆ. ಹಾಗೆ ಜನ ನೋಡ್ತಾ ಇದ್ದಾರೆ, ಮೇಲೆ ಆ ವಿಮಾನ ಶಬ್ದ ಆ ಕೇಳಿಸ್ತದೆ, ನೋಡ್ತಾರೆ ಅಲ್ಲಿ ಕೂತಿದ್ದಾರೆ ವಜ್ರಾಜ ಸ್ವಾಮಿಗಳು, ಅಲ್ಲಿ ಕೂತಿದ್ದಾರೆ. ಎಲ್ಲರೂ ಪರಮಾಶ್ಚರ್ಯ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ವಜ್ರಾಜ ಸ್ವಾಮಿಗಳು ತಮ್ಮ ಶಾಟಿಯಿಂದ ತೆಗೆದು ಕೆಳಗೆ ಹಾಕಿದ್ದಾರೆ, ಮುಗಿತಲ್ಲಿ ಪ್ಲೇ ಮುಗಿತಲ್ಲಿಗೆ ಡ್ರೆಸ್ ಚೇಂಜ್ ಮಾಡ್ತಾರೆ. ಈ ಸನ್ಯಾಸಿಗಳಾಗಿ ನೆಸಿಟ್ಟೆ, ದೇವತೆಗಳಿಗೆ ನಿತ್ಯ ಸನ್ಯಾಸ, ಅವರಿಗೆ ವೇಷ ಬೇಕಾಗಿಲ್ಲ, ತೆಗೆದು ಹಾಗೆ ಕೆಳಗೆ ಹಾಕಿದರಂತೆ, ಪಾದಕ್ಕೆ ಕೆಳಗೆ ಹಾಕಿದರಂತೆ. ನಮ್ಮ ಸ್ಮಾರಕ ಅಂತ ಬಿಟ್ಟರಂತೆ, ಇವತ್ತಿಗೂ ಇವೆ. ವಜ್ರಾಸವನ್ನು ಹಾಕ್ಕೊಂಡಿದ್ದ ಅವರು ಶಾಟಿನೂ ಇವತ್ತಿಗೂ ಇದೆ, ಪಾದರಕ್ಷಗಳು ಇವತ್ತೇ, ಪಾದಕೆಗಳಿದೆಯಲ್ಲ ಇವತ್ತು ಹಾಗೆ. ಅದಕ್ಕೆ ಒಳ್ಳೆ ವಜ್ರದ ಕವಚ ಮಾಡಿಸಿದ್ದಾರೆ ಪಾದಕೆಗಳಿಗೆ, ಏನು ಮಾಡಿಸಿದ್ರು ಸಾಲದು ಅಂತ ಪುಣ್ಯಾತ್ಮರವರು ಅದನ್ನು ಮಾಡಿಸಿಟ್ಟಿದ್ದಾರೆ. ಜೊತೆಗೆ ಕಾವಿ ಶಾಟಿ ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ, ಪೆಟ್ಟಿಗೆಯಲ್ಲಿದೆ. ಆರಾಧನೆ ದಿವಸ ಮಾತ್ರ ತೆಗೆದು ತೋರಿಸ್ತಾರೆ, ಆರಾಧನೆ ದಿವಸ ತೋರಿಸ್ತಾರೆ, ಉಳಿದಲ್ಲಿ ತೋರಿಸು. ಅದರೆಲ್ಲ ನೋಡೋ ಭಾಗ್ಯ ಆದ ನಮಗೆ ಬೇಕು. ಎಷ್ಟು ನಂಬಿಕೆ ಬರುತ್ತೆ ದೇವರ ಮೇಲೆ. ನಮ್ಮ ಎಷ್ಟು ದಿವಸ, ಬಹಳ ಹಿಂದೆ 1600 ಅಷ್ಟೇ, ಇನ್ನು ವಿರೋಧಿನ 2010 ಅಷ್ಟೇ, ಎಷ್ಟು ಹತ್ತಿರದ ದಿವಸದಲ್ಲಿ ಎಂಥ ಮಹಾಜ್ಞಾನಿಗಳಾಗಿದ್ದಾರೆ. ವೈಷ್ಣವರಿಗೆ ಇದು ಆಕಸ್ಮಿಕ ಆಗಬಾರ್ದು ಅಂತಲೇ ರಾಘವೇಂದ್ರ ಸ್ವಾಮಿಗಳು ಮಾಡಿ ತೋರಿಸಿ ವೈಷ್ಣವರಿಗೆ ಸಿದ್ಧಿ ಇದೆ ಅಂತ ತೋರಿಸಿಕೊಡ್ತಾರೆ. ಇದು ಜೀವನದ ಪರಾಕಾಷ್ಠೆ, ಸಿದ್ಧಿ ಕೊಟ್ಟರು. ಮುಂದೆ ಅವ್ರ ಪೀಠ ಬೇಕಾದಷ್ಟು ನಡ್ಕೊಂಡು ಬಂದಿದೆ. ಇವತ್ತು ಅತ್ಯಂತ ರಿಚೆಸ್ಟ್ ಮಠ ಅಂದರೆ ಸೋದೆ ವಾದಿರಾಜ ಮಠನೆ. ಉಡುಪಿ ಮಠಗಳಲ್ಲಿ ಬಹಳ ಶ್ರೀಮಂತವಾದ ಮಠ. ಆ ಶ್ರೀಮಂತಿಗೆ ಬಂದಿದ್ದೆಲ್ಲ ವಾದಿರಾಜ ಸ್ವಾಮಿ ಕಾಲಕ್ಕೆ ಬಂದ ಶ್ರೀಮಂತಿಕೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ವಾದಿರಾಜ ಸ್ವಾಮಿಗಳ ಮಹಿಮೆಗೆ 2-3 ತಾಸುಗಳಲ್ಲ, ಅಧ್ಯಯನ ಮಾಡಬೇಕಾದ್ರೆ ಅಧ್ಯಯನ ಮಾಡಿ ಅದರ ತತ್ವ ತಿಳ್ಕೊಂಡು ಸಂದೇಶ ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಆಗ್ತದೆ. ವಿಶೇಷವಾಗಿ ಈ ಚಿಕ್ಕ ವಯಸ್ಸಿನಲ್ಲಿ ತಿಳ್ಕೊಂಡ್ಬಿಟ್ರು ಅಂತೂ ಒಳ್ಳೆ ಭಕ್ತಿ ಬರುತ್ತೆ. ಅವರ ದೇವರನಾಮ ಬಾಯ್ಪಾಠ ಮಾಡಬೇಕು, ತೀರ್ಥ ಪ್ರಬಂಧಾದಿಗಳನ್ನು ಬಾಯ್ಪಾಠ ಮಾಡಬೇಕು, ಯುಕ್ತಿಮಲ್ಲಿಕಾದಿಗಳನ್ನು ಓದಬೇಕು. ಒಳ್ಳೊಳ್ಳೆ ಯುಕ್ತಿಗಳನ್ನು ಕೊಡ್ತಾರೆ, ಅದಕ್ಕೆಲ್ಲ ಹೇಳಕ್ಕೆ ಟೈಮ್ ಇಲ್ಲ ಈಗ. ಒಳ್ಳೆ ಯುಕ್ತಿಗಳನ್ನು ಕೊಟ್ಟು ಕನ್ವಿನ್ಸ್ ಮಾಡ್ತಾರೆ. ಪ್ರತಿಯೊಂದು ವಿಚಾರ ಅವರದ ಒಂದು ವೈಶಿಷ್ಟ್ಯ ಅಂದರೆ ಲೌಕಿಕ ಯುಕ್ತಿಗಳನ್ನು ಕೊಡ್ತಾರೆ, ಲೌಕಿಕ ದೃಷ್ಟಾಂತ ಕೊಟ್ಟು ಪ್ರೂವ್ ಮಾಡ್ತಾರೆ. ಅದಕ್ಕೆ ತಕ್ಷಣ ಅರ್ಥ ಬಿಡುತ್ತೆ. ಇದು ಅವ್ರ ಶೈಲಿಯ ಒಂದು ಹಿರಿಮೆ. ಆ ರೀತಿಯಿಂದ ಜನಗಳಿಗೆ ಜನಪ್ರಿಯವಾದ ಸಿದ್ಧಾಂತ ಹೇಳಿದವರು ವಾದಿರಾಜ ಸ್ವಾಮಿಗಳು. ಉಪನ್ಯಾಸರತ್ನಮಾಲ ಅಂತ ಬರೀತಾರೆ, ಪ್ರಮಾಣ ಪದ್ಧತಿ ಟಿಪ್ಪಣಿ ಬರೀತಾರೆ, ಈ ಗುರು ನ್ಯಾಯಸುವಾಗಿ ಟಿಪ್ಪಣಿ ಬರೀತಾರೆ, ತತ್ವಪ್ರಕಾಶಿ ಟಿಪ್ಪಣಿ ಬರೀತಾರೆ, ಎಷ್ಟು ನೂರರ ಮೇಲೆ ಗ್ರಂಥ ಬರೆದಿದ್ದಾರೆ ಮಹಾನುಭಾವ. ಎಷ್ಟು ಗ್ರಂಥ ಹೇಗೆ ಬರೆದ್ರು, ಎಷ್ಟು ಸಜ್ಜಾರ ಹೇಗೆ ಮಾಡಿದರು, ಅಷ್ಟು ಅನುಗ್ರಹ ಹೇಗೆ ಮಾಡಿದರು, ಎಷ್ಟು ರಕ್ಷಣೆ ಮಾಡಿದ್ದಾರೆ, ಹರಿದಾಸ ಸಾಹಿತ್ಯಕ್ಕೆ ಎಷ್ಟು ಕಾಣಿಕೆ ಕೊಟ್ಟಿದ್ದಾರೆ, ಅದೆಲ್ಲ ಊಹೆ ಮಾಡಲಿಕ್ಕೆ ಹೋದರೆ ಇವರು ಎಷ್ಟು ಮಹಾನುಭಾವರು ಅಂತ ನಮಗೆ ಅರ್ಥವಾಗುತ್ತೆ ಅಂತ ಹೇಳ್ತಾ ನಮ್ಮ ಮುಂದಿನ ವರ್ಷ ಯಾವತ್ತು? ಮೇ 23. ಏಪ್ರಿಲಲ್ಲಿ ಇರೋದಿಲ್ಲ, ತುಂಬ ಕಾರ್ಯಕ್ರಮ ಬೇರೆ ಕಡೆ ಇರೋದು, ಏಪ್ರಿಲ್ ಕಾರ್ಯಕ್ರಮ ಇರೋದಿಲ್ಲ. ಮೇ 23ರಂದು ಮುಂದಿನ ಒಂದು ವರ್ಕ್ಶಾಪ್ ಇರುತ್ತೆ. ಅದು ವಿಶೇಷತೆಯಾಗಿದೆಯಾ ಏನು? ಹಾಂ, ಭದ್ರಾಚಾರ್ಯ ಮಧ್ವ ವಿಜಯನ ಸಚಿತ್ರವಾಗಿ ತೋರಿಸೋದು. ಮಧ್ವ ಸಚಿತ್ರವಾಗಿ ನೋಡಿದ್ರೆ ನಿಮಗೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅದು ವ್ಯವಸ್ಥೆ ಮಾಡ್ತಾ ಇದ್ದಾರಾಗ ಸಚಿತ್ರವಾಗಿ ಮಧ್ವ ವಿಜಯವನ್ನು ನೋಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಡ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಮುಂಚೆಯಿಂದ ತಯಾರಾಗಿ ಬಂದರೆ ಹೆಚ್ಚು ಅರ್ಥ ಆಗುತ್ತೆ. ಹೆಚ್ಚು ಮಕ್ಕಳನ್ನ ಕರ್ಕೊಂಡ್ಬರಲಿಕ್ಕೆ ಪ್ರಯತ್ನ ಪಡಿ. ಆದಷ್ಟು ಕೂಡ ಚಿಕ್ಕವರು ಬಂದಷ್ಟು ಕೂಡ ಬಲಬೇಗ ಆಚಾರ ಮಹಿಮೆ ತಿಳ್ಕೊಳ್ಳೋದಕ್ಕೆ ಹೆಚ್ಚು ಅವಕಾಶ ಸಿಗುತ್ತೆ, ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಈ ಇನ್ನೊಂದು ಕಾರ್ಯಕ್ರಮ ಇದೆ 6 ಗಂಟೆಗಾದ್ರಿಂದ ಬಲಬೇಗ ಪ್ರಶ್ನೋತ್ತರಗಳು ಅತಿ ಸಿಕ್ಕದಾಗಿ ಡೈರೆಕ್ಟ್ ಆಗಿರೋ ಪ್ರಶ್ನೆಗಳನ್ನಷ್ಟೇ ಕೇಳಿದರೆ ಭಾರಿ ಒಳ್ಳೆಯದು. ಏನು ಮುಂದಿನ ಕಾರ್ಯಕ್ರಮ ಅಲ್ಲೇನೆ ವಿಜಯಭಾರತಿ ಸ್ಕೂಲಲ್ಲೇ ಇರುತ್ತೆ. ಈ ಸತ ಅನಿವಾರ್ಯವಾಗಿ ಇವತ್ತದು ಈ ಪೋಲಿಂಗ್ ದಿವಸ ಬಂದಿದ್ದರಿಂದ ಬದಲಾಗಬೇಕಾಯ್ತು ವೆನ್ಯೂ, ಅದು ಅಲ್ಲೇ ಇರುತ್ತೆ. ಆಗಲೇ ಕಳಿಸ್ಕೊಟ್ರೆ ಕಳಿಸಿ, ಒಬ್ಬ ಕ್ಲರ್ಕು ಬಲ್ಟೂರ್ ಮಾಡೋಕ್ಕಾಗಲ್ಲ, ಆಫೀಸ್ ಕಳಿಸ್ಕೊಟ್ರೆ ಹೊರಗೆ ಬರೋದು ಹೋಗ್ತಾನೆ. ಅನುಗ್ರಹ ಮಾಡಿದರೆ ಸಾಧ್ಯ ಇಲ್ಲವರೇ ಇಲ್ಲ, ಅದು ಸಾಧ್ಯ ಆಯಿತು. ಅದು ಅನುಗ್ರಹದ ಬಲ. ಅದು ಕೃಷ್ಣ 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 ಏನ ಅದು ಪತ್ತೆ, ಅದ್ರ ಬಗ್ಗೆ ಯಾಕೆ ಹೇಳಿಲ್ಲ ನಾನು ಅಂತ ಕೇಳಿದರೆ, ಒಪ್ಪೋದು ಒಂದು ಗುಂಪಿದೆ, ಒಪ್ತಾ ಇರೋ ಒಂದು ಗುಂಪಿದೆ, ಆದ್ದರಿಂದ ಹೇಳೋದಕ್ಕೆ ಹೋಗಲಿಲ್ಲ ಅಷ್ಟೇ. ಕಾಂಟ್ರವರ್ಸಿ ಇರೋದನ್ನು ಹೇಳೋದಕ್ಕೆ ಹೋಗಲಿಲ್ಲ. ಆ ಥರ ಪ್ರಸಾರ ಇದೆ. ಇವರಿಗೆ ಸೊಪ್ರ ಆಗಿದ್ದರ ಬಗ್ಗೆ ದಾಖಲೆ ಇದೆ, ಏನು ಯೋಚನೆ ಇಲ್ಲ. ವೃಂದಾವನ ಆಕೆಯ ಕೃತಿಯ ಬಗ್ಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ, ಕೆಲವರು ಹೌದು ಕೆಲವರು ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಂಥ ವಿಷಯ ಯಾವುದು ಹೇಳೋದಕ್ಕೆ ಹೋಗಿಲ್ಲ ನಾನು, ಗೊತ್ತಾಯ್ತಾ? ಅದೇ ಹೇಳಿದೆ, ಆ ವಿಷಯವನ್ನು ಹೇಳೋದಕ್ಕೆ ಹೋಗಲಿಲ್ಲ. ಒಪ್ಪೋ ಗುಂಪು ಇದೆ, ಒಪ್ತಾ ಇರೋ ಗುಂಪು ಇದೆ, ನಮಗೆ ಮಹಿಮೆಗಳೇ ಬೇಕಾದಷ್ಟಾಗಿರೋದ್ರಿಂದ ಅದನ್ನು ಅವರವರು ಬಿಲೀಫ್ ಇಟ್ಕೊಳ್ಳೋಕೆ ಏನು ತೊಂದರೆ ಇಲ್ಲ, ಅವ್ರು ತಮ್ಮ ನಂಬಿಕೆ ಇಟ್ಕೊಳ್ಳೋದಕ್ಕೆ ಯಾವ ಬಾಧಕನೂ ಇಲ್ಲ. ವಾದವಾದ ಮಾಡಕ್ಕೆ ಹೊರಟ್ರೆ ನಿಮಗೆ ಎರಡು ಕಡೆ ಸಿಗೋದ್ರಿಂದ ಇನ್ನೂ ಗೊಂದಲ ಜಾಸ್ತಿ ಆಗುತ್ತೆ, ಅಂತ ಉಪಯೋಗಕ್ಕೆ ಬರೋದಿಲ್ಲ. ಆದ್ದರಿಂದ ಅದನ್ನು ಹೇಳೋದಕ್ಕೆ ಹೋಗಲಿಲ್ಲ. ಅದು ಅದೊಂದು ವಿಶೇಷ. ಇಡೀ ನಮ್ಮ ವೃಂದಾವನ ಪ್ರಪಂಚದೊಳಗೆ ಪಂಚವೃಂದಾವನ ಇರೋದು ಅವರೊಬ್ಬರಿಗೇನೆ. ಪಂಚವೃಂದಾವನ ವಾದಿರಾಜ ಸ್ವಾಮಿಗಳದಲ್ಲ, ಮಧ್ಯದ ಮಾತ್ರ ವಾದಿರಾಜ ಸ್ವಾಮಿಗಳದು. ಉಳಿದ 4ರಲ್ಲಿ ದಶಾವತಾರಗಳಿರೋದು, ದಶಾವತಾರಗಳ ವೃಂದಾವನದು. ದೇವ್ರ ಮಧ್ಯೆ ರಕ್ಷಿತರಾಗಿ ನಾವು ಕೂತಿದ್ದೇವೆ ಅಂತ ತೋರ್ಸಕ್ಕೆ ಹಾಕೂತಿದ್ದಾರೆ ಅಷ್ಟೇ ಹೊರತು ವಾದಿರಾಸರ ವೃಂದಾವನಗಳಲ್ಲ ಅವು. ಮಧ್ಯದ ಮಾತ್ರ ವೃಂದಾವನ, ಅಲ್ಲೇ ಸ್ಪಷ್ಟ ದಶಾವತಾರ ಕಾಣಿಸುತ್ತೆ, ವೃಂದಾವನದ ಸ್ಪಷ್ಟ ಕಾಣಿಸ್ತದೆ 4ರಲ್ಲೂ ಕೂಡ. ಹಾಗಿಟ್ಕೊಂಡು ಅದೇ ಹೇಳಿದ್ದು, ಆ ರೀತಿ ಲೆಕ್ಕ ತಗೊಂಡಾಗ ನಾವು ಮೊದಲೇ ವಿವಾದ ಇದ್ದರೆ ಹೇಳೋದಿಲ್ಲ ಅಂತ ಹೇಳಿದೆ ನಾನು. ವಿವಾದ ಇದ್ದಿದ್ದರಲ್ಲಿ ರುಜುಗಳು ಹೌದು, ಹಿಂದಿಂದ ಅವತಾರ ಮಾಡಿದ್ರು ಎಲ್ಲ ಒಂದು ವಾದಗಳು ಉಂಟು. ಒಪ್ಪದೇ ಇರೋ ಒಂದು ಗುಂಪು ಇದೆ, ತೀರ್ಮಾನ ಮಾಡೋದು ಭಾರಿ ಕಷ್ಟ ನಮಗೆ. ತೀರ್ಮಾನ ಮಾಡೋಕ್ಕಾಗದೇ ಇದ್ದಿದ್ದರಿಂದ ಯಾವುದೇ ಒಂದು ಪಕ್ಷ ವಹಿಸೋದು ಕೂಡ ಒಳ್ಳೆಯದಲ್ಲ, ಗೊತ್ತಾಯ್ತಾ? ಈ ಪಕ್ಷ ಆ ಪಕ್ಷ ಎರಡನ್ನು ಯಾವುದ್ರಲ್ಲಿ ವಹಿಸಿದ್ರು ಕೂಡ ಅದು ನಮಗೆ ಅಸಮರ್ಪಕ ಅಸಮಗ್ರ ಅಂತ ಅನಿಸುತ್ತೆ. ಅದಕ್ಕೆ ಹೇಳೋದಕ್ಕೆ ಹೋಗಿಲ್ಲ ಅಷ್ಟೆ. ಅಲ್ಲ ಅಂತಲೂ ಹೇಳಿಲ್ಲ, ಗೊತ್ತಾಯ್ತಾ? ಅಲ್ಲ ಅಂತಲೂ ಹೇಳಿಲ್ಲ, ಹೌದು ಅಂತ ಹೇಳಿಲ್ಲ. ಅವರವರ ನಂಬಿಕೆ ಅವರವರ ಇಬ್ಬರ ಪ್ರಕಾರ ಮುಂದುವರಿಬೋದು ಅಷ್ಟೇ. ಅವಾಗ ಸಾಕಷ್ಟು ವಿವಾದಗಳೆಲ್ಲ ಆಗಿದೆ, ಅವಾಗ ಸಾಕಷ್ಟು ವಿವಾದಗಳಾಗಿದೆ, ಜೊಟ್ಟು ಹೊಡೆದಾಟ ಬಡದಾಟಕ್ಕೆ ಹೋಗಿದೆ, ಗೊತ್ತಾಯ್ತು? ಬೇಕಾಟ್ ಕೆಲಸ ಆಗೋಗಿದೆ ಅದರಲ್ಲೆಲ್ಲ ಕೂಡ. ಆದ್ರೆ ಮತ್ತೆ ನಾವು ಇದು ಮಾಡೋದು ಬೇಡ. ಆ ಕನಕದಾಸರಿಗೂ ವಾದಿರಾಜ ಸ್ವಾಮಿ ದೊಡ್ಡ ಸಂಬಂಧ ಇದೆ, ಅದನ್ನು ಭಾರಿ ಮೆಚ್ಚಬೇಕು. ವಾದಿರಾಜ ಸ್ವಾಮಿಗಳು ಕನಕದಾಸರ ಉಡುಪಿಗೆ ಇನ್ವೈಟ್ ಮಾಡಿದ್ರಂತೆ, ಬನ್ನಿ ಅಂತೇಳಿ. ವ್ಯಾಸರಾಜರು ಇನ್ವೈಟ್ ಮಾಡಿದ್ರು. ಮೊದಲ ಪರ್ಯಾಯಕ್ಕೆ ವ್ಯಾಸರಾಜರು ಹೋಗಿದ್ರು. ವಾದಿರಾಜರ ಪರ್ಯಾಯದ ವ್ಯವಸ್ಥೆ ಮೊದಲು 2 ತಿಂಗಳಿತ್ತು, ಅದನ್ನು 2 ವರ್ಷಕ್ಕೂ ಬದಲಾಯಿಸೋರು ವಾದಿರಾಜ ಸ್ವಾಮಿಗಳಂತೇ ಪ್ರಸಿದ್ಧಿ. ಫಸ್ಟ್ ಪರ್ಯಾಯ ವಾದಿರಾಜ ಸ್ವಾಮಿ 1532 ಫಸ್ಟ್ ಪರ್ಯಾಯ ಅವರು ಬಂದಿದ್ದು. ಆಗ ವ್ಯಾಸರಾಜರನ್ನ ಉಡುಪಿ ಕರೆಸಿದ್ರು ಅಂತ ಹೇಳ್ತಾರೆ. ಮುಂದೆ ವಿಜಯೇಂದ್ರ ಸ್ವಾಮಿಗಳು ಉಡುಪಿ ಕರೆಸಿದ್ರು. ಇವತ್ತೇನು ರಾಘವೇಂದ್ರ ಮಠ ಅಂತೀರಿ ಉಡುಪಿಯಲ್ಲಿ, ವಾದಿರಾಜ ಸ್ವಾಮಿಗಳೇ ಆ ವಿಜಯೇಂದ್ರ ಸ್ವಾಮಿಗಳು ಕೊಟ್ಟದ್ದು, ಆ ಸೈಟ್ ಕೊಟ್ಟಿದ್ದು ಅಲ್ಲೇ, ಮಠ ಕಟ್ಟಿಸ್ಕೊಟ್ಟಿದ್ದು ಅಲ್ಲೇನೆ ಅವರು. ಅದೇ ಕಾಲಕ್ಕೆ ಕನಕದಾಸರು ಬಂದಿದ್ರು, ಕನಕದಾಸರ ಕೊನೆಯ ದಿವಸಗಳಾಗ ಅಲ್ಲಿ ಉಡುಪಿಗೆ ಬಂದರು. ವಾದಿರಾಜ ಸ್ವಾಮಿಗಳಿಗೆ ಬಹಳ ಅವ್ರ ಮೇಲೆ ಭಾರಿ ಭಕ್ತಿ ಕನಕದಾಸರಿಗೆ, ವಾದಿರಾಜ ಸ್ವಾಮಿಗಳ ಮೇಲೆ. ಮೋಹನ ತರಂಗಿಣಿನ ಹೇಳ್ಕೊತಾರೆ ವಾದ ಇವರು ಕನಕದಾಸರು, ನಾನು ಯಾರು ಅಂದರೆ ತ್ರಿವಿಕ್ರಮ ದಾಸಸ್ಯ ದಾಸ ಅಂತ ಹೇಳ್ಕೊತಾರೆ. ತ್ರಿವಿಕ್ರಮದಾಸಸ್ಯ ದಾಸ, ತ್ರಿವಿಕ್ರಮದಾಸರು ವಾದಿರಾಜ ಸ್ವಾಮಿಗಳು, ಅವರ ದಾಸರು ನಾವು ಅಂತ ಹೇಳ್ಕೊತಾರೆ. ಅಲ್ಲಿ ತುಂಬ ದಿವಸ ಇದ್ರಂತೆ, ಆಗ್ಲೇ ಅದು ನಡೆದ ಅನೇಕ ಪವಾಡ ನಡೆದಿದ್ದಲ್ಲ, ಆಗ್ಲೇ ಆ ಕೃಷ್ಣನ ಒಂದು ಪ್ರಸಂಗ ನಡೆದಿದ್ದು, ಕೃಷ್ಣ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ನಡೆದಿದ್ದಲ್ಲ, ಆಗ್ಲೇ ಗಂಜಿ ಸೇವೆ ಬಂದಿದ್ದು ಆಗ್ಲೇ. ವಾದಿರಾಜ ಸ್ವಾಮಿಗಳು ತುಂಬ ಗುಣಗ್ರಾಹಿಗಳು. ಕನಕದಾಸರು ಒಂದ್ಸತ್ತೆ ಕೃಷ್ಣನಿಗೆ ಅಡಿಗೆ ಮಾಡೋಕ್ಕೋಸ್ಕರ ಅನ್ನ ಬಸಿತಾ ಇದ್ರು, ಅನ್ನ ಬಸಿತಿದ್ರು, ಆ ಗಂಜಿ ಬಿಡ್ತಾ ಇತ್ತಲ್ಲಿ ಮೋರಿಯಲ್ಲಿ. ಕನಕದಾಸರು ನೋಡಿದರು, ಕೃಷ್ಣಾರ್ಪಣೆ ಅಂದ್ಬಿಟ್ರು ತಕ್ಷಣ, ಹಾಗೇನೆ ಅನ್ನ ಕೃಷ್ಣಾರ್ಪಣೆ ಅಂದ್ಬಿಟ್ರು. ಆಮೇಲೆ ಇಲ್ಲಿ ನೋಡಿದ್ರೆ ಕೃಷ್ಣನ ಬಾಯಿಂದ ಗಂಜಿ ಬರಲಿಕ್ಕೆ ಶುರುವಾಗಿತ್ತಂತೆ ಈ ಕಡೆಗೆ. ತಕ್ಷಣ ವಾದಿರಾಜರು ದೊಡ್ಡ ಜ್ಞಾನಿಗಳು, ಇನ್ನು ಮೇಲೆ ಕನಕದಾಸರಿಗೆ ಕೃಷ್ಣ ಒಲಿದ ಸಂಕೇತವಾಗಿ ಗಂಜಿ ನೈವೇದ್ಯ ಆಗಬೇಕು ಅಂತ ವ್ಯವಸ್ಥೆ ಇವತ್ತಿಗೂ ಆಗುತ್ತೆ, ಒಂದು ದಿವಸನೂ ತಪ್ಪಿಸೋದಿಲ್ಲ, ಇವತ್ತಿಗೂ ಗಂಜಿ ನೈವೇದ್ಯ ಆಗುತ್ತೆ. ಅದು ಅಲ್ಲಿ ಮಾನಸ ಪೂಜೆ ಭಾರಿ ದೊಡ್ಡದು. ಕನಕದಾಸರು ರೆಕಗ್ನೈಸ್ ಮಾಡಿದ್ದು ವಾದಿರಾಜ ಸ್ವಾಮಿಗಳನ್ನು, ಹುಡುಗರಾಗಿರಿ ಅದು ಶೂದ್ರ ಓಡಿಸಿಬಿಟ್ಟಿರಿ ಅಂತ ಊರು ಬಿಟ್ಟು ಓಡಿಸಿಬಿಟ್ಟಿರ ನಿಮ್ಗೆ ಮೈಲಿಗೆ ಮಾಡಿಬಿಟ್ಟ ಕೃಷ್ಣನ ಅಂತೇಳಿ ಆಗ ಮಾಡಲಿಲ್ಲ. ಕನಕದಾಸರಿಗೆ ಜಾಗ ಕೊಟ್ಟಿದ್ದು ಅವರೇನೆ. ಕನಕ ಇವತ್ತಿಗೂ ಕನಕನ ಜೋಪಡಿ ಒಂದಿದೆ. ಕೃಷ್ಣನ ಕನಕನ ಕಿಂಡಿಯಿಂದ ಸ್ವಲ್ಪ ಈ ಕಡೆ ಹೋದರೆ ಒಂದು ಇಷ್ಟು ದಿವಸದ ಗುಡಿಸಲಿತ್ತು, ಈಗ ಅದು ಸ್ವಲ್ಪ ಮ್ಯಾನ್ ಏನೋ ಮಾಡಿ ಸ್ವಲ್ಪ ಅಲಂಕಾರ ಮಾಡಿದ್ದಾರೆ. ಅದು ಕನಕದಾಸರು ವಾಸ ಮಾಡ್ತಿದ್ದ ಸ್ಥಳ, ವಾದಿರಾಜ ಸ್ವಾಮಿ ಕೊಟ್ಟ ಜಾಗ ಅದು ಅವರಿಗೆ. ಅಂದರೆ ಕನಕದಾಸರು ಬಹಳ ವಿಶಾಲ ಉದಾರ ಹೃದಯ ವಾದಿರಾಜ ಸ್ವಾಮಿಗಳದು. ಎಂಥವರ ಗುಣಗಳನ್ನು ಕೂಡ ಗ್ರಹಿಸ್ತಕ್ಕಂಥ ದೊಡ್ಡ ಇವರು ಸಹೃದಯರು. ಕನಕದಾಸರಿಗೆ ಜಾಗ ಕೊಟ್ಟಿದ್ದು ಅವರೇನು. ಪುರಂದರದಾಸರು ಒಡನಾಡಿಗಳವರು, ಪುರಂದರದಾಸರಿಗೆ ಪ್ರಿಯರು, ವಿಜೇಂದ್ರರಿಗೆ ಪ್ರಿಯರು. ತುಂಬ ಜನರ ಹತ್ತಿರ ಇದ್ದವರು ವಾದಿರಾಜ ಸ್ವಾಮಿಗಳು. ಯಾವುದು ಅದು ಹೇಳಿದೆ, ಅದೆಲ್ಲ ಗೊಂದಲಗಳು ಉಂಟು. ಕೆಲವು ಮಾಡೋರು ಇದ್ದಾರೆ, ಮಾಡದೇ ಇರೋರು ಇದ್ದಾರೆ. ಶಾಸ್ತ್ರೀಯವಾದ ಪ್ರಮಾಣ ಅವ್ರು ಹೇಳ್ತಾರೆ, ಹಚ್ಚಿಕೊಳ್ಳುವ ಸಂಪ್ರದಾಯನ ಪ್ರಮಾಣ ಅಂತ ಅವ್ರು ಅಂತಾರೆ, ವಾಕ್ಯದ ಪ್ರಮಾಣ ಇಲ್ಲ ಬೇಡ ಅಂತ ಇವರು ಅಂತಾರೆ. ಗಲಾಟೆ ಮಾಡಿಕೊಂಡ್ರೆ ಯಾವ್ದು ಬೇಕಾದ್ರೆ ಗಲಾಟೆ ಮಾಡ್ಕೋಬಹುದು, ಬಿಟ್ಟರೆ ಬಿಡಬಹುದು. ಅದೊಂದು ವಾದ ಇದೆ ಅಷ್ಟೆ. ಅಂಥ ವಾದಗಳು ನಮ್ಮಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಹರಿಸರ್ವೋತ್ತಮತ್ವ ಮೊದಲಾದ ವಾದಗಳಿಗಿಂತ ಇಂಥವು ಜಾಸ್ತಿ ಆಗಿಬಿಟ್ಟು ಎರಡು ಗುಂಪುಗಳಲ್ಲಿ ಒಂದು ಬರಹ ಆಗಿಬಿಟ್ಟಿದೆ. ಅದು ಅವರು ವಿಶ್ವಾಸ ಅಂತ ತಿಳ್ಕೊಂಡ್ರೆ ಮುಗಿದೋಗುತ್ತೆ, ಹೆಚ್ಚು ಮಾಡೋ ಕಾರಣ ಇಲ್ಲ. ಅದಕ್ಕೆ ವಾಕ್ಯಾರ್ಥ ಮಾಡೋಕೆ ಹೊರಟ್ರೆ ಎರಡಕ್ಕೂ ಪ್ರೂಫ್ ಇಲ್ಲ, ಗೊತ್ತಾಯ್ತಾ. ನಂಬಿಕೆಯಿಂದ ಮಾಡೋನು ಬಿಡಿಸೋಕೆ ಹೋಗೋ ಕಾರಣ ಇಲ್ಲ, ಗೊತ್ತಾಯ್ತಾ. ನೀವು ಮಾಡೋದಿಲ್ಲ ಬಿಟ್ಟುಬಿಡಿ, ಇನ್ನೊಬ್ರು ಮಾಡಿ ಅಂತ ಹೇಳಬೇಡಿ. ನೀವು ಮಾಡೋರು ಇವ್ರಿಗೆ ಮಾಡಿಕೊಡಿ ಅಂತ ಹೇಳಬೇಡಿ, ಬಿಟ್ಟವರು ಬಿಡಿ ಅಂತ ಹೇಳಬಾರ್ದು. ಅವರವ್ರ ನಂಬಿಕೆ ಅವ್ರಿಗೆ ಒಂದು ಏನು ಬರ್ತದೆ, ಅದು ಯಾಕೆ ಎರಡೂ ತಪ್ಪಲ್ಲ, ಎರಡೂ ತಪ್ಪಲ್ಲ ಅಂದಾಗ ಅವ್ರು ತಕ್ಕಂತೆ ಮಾಡಿದ್ರೆ ಮುಗಿದುತ್ತೆ. ಊಟಕ್ಕೆ ಕೂತಿರ್ತಾರೆ, ಕೆಲವು ಹೆಚ್ಚು ಪ್ರಿಯ ಒಂದು, ಇನ್ನೊಬ್ಬ ಹೆಚ್ಚು ಪ್ರಿಯ. ನಾನು ತಿಂದಿದ್ದು ತಿನ್ನು ಅಂತ ಹೇಳೋ ಹಕ್ಕಿಲ್ಲ, ನಿಮ್ಮ ನಿಷಿದ್ಧ ಆಗಿರಬಾರ್ದು ಅಷ್ಟೇ ಹೊರತು. ವಿಹಿತವಾದಲ್ಲಿ ಒಬ್ಬರಿಗೆ ಸ್ವೀಟ್ ಪ್ರಿಯ, ಒಬ್ಬರಿಗೆ ಖಾರ ಪ್ರಿಯ, ಏನೋ ಇರುತ್ತೆ. ಆ ಥರ ಇತ್ತು, ಆ ಥರ ತಿಳ್ಕೊಂಡು ಇದು ಸಮಸ್ಯೆ ಬರೋದಿಲ್ಲ. ಅವೆಲ್ಲ ಕಥೆಗಳಿಲ್ಲ, ತಪ್ಪು ಕಥೆಗಳಿವೆಲ್ಲ. ಅಲ್ಲಿ ತುಂಬ ಇಬ್ಬರಿಗೂ ಮರ್ಯಾದೆ ಕಡೆ ಕೆಲಸ ಮಾಡಿಬಿಟ್ಟಿದ್ದಾರೆ. ಕತೆ ಕಟ್ಟಿಬಿಟ್ಟು ವ್ಯಾಸರಾಜರು ಕದ್ಕೊಂಬಂದರು, ವಾದ್ರೆ ಮತ್ತೆ ಇಬ್ಬರು ಕದ್ಕೊಂಡೋದ್ರು, ಇಬ್ಬರನ್ನು ಕಾಡ್ರು ಮಾಡಿ ಹಾಕ್ಬಿಡ್ತಾರೆ. ಇವತ್ತು ತಪ್ಪು, ಅಂಥ ಕಥೆಗಳು ನಂಬಬಾರದು, ಪ್ರಾಚೀನ ಕಥೆಗಳು ಅಲ್ಲ ಅವು. ಮತ್ತು ಅಂಥ ಕಥೆಗಳು ಯಾತಕ್ಕೆ ಹೇಳೋದಿಲ್ಲ ಅಂದರೆ ಇದು ಬಂದು ಸದ್ಯ ಎಲ್ಲ ಕಳ್ಕೊಂಬಿಡ್ತೀವಿ ನಾವು, ಸುಳ್ಳು ಕಥೆಗಳವೆಲ್ಲ. ಅವ್ರ ಪರಿವಾರದವ್ರು ಯಾವಾಗಲೂ ಇದಕ್ಕೆಲ್ಲ, ಅವ್ರ ಪರಿವಾರದ ಎಲ್ಲ ಕಾಲಕ್ಕೂ ಕೂಡ ಅವ್ರ ಗ್ರೇಟ್ನೆಸ್ ಬರೋ ಸಾಧ್ಯತೆ ಅವ್ರಿಗೆ ಇಲ್ಲವೇ ಇಲ್ಲ. ಸ್ವಾಮಿಗಳು, ಸ್ವಾಮಿಗಳೇ ಪರಿವಾರ, ಪರಿವಾರನೇ. ಇವತ್ತು ಕೂಡ ಸ್ವಾಮಿಗಳು ಹತ್ತಿರ ಪರಿವಾರ ಕಾರಣ ಬೇಲೆ ಹೋಗ್ಬಿಟ್ಟಿರ್ತಾರೆ ಆಗಲೇ ಅವರೆಲ್ಲ. ಅವರಿಗೆಲ್ಲ ಜಾಸ್ತಿ ಇರೋದಿಲ್ಲ, ಅವ್ರ ಯೋಗ್ಯತೆ ಅಷ್ಟೇ ಹೊರತು ಉಳಿದವ್ರಿಗೆ ಸಾಧ್ಯ. ಅವರೆಲ್ಲ ಗೊತ್ತು ಅವರಿಗೆ, ಉಳಿದ ಇನ್ಸಿಸ್ಟು ಮಾಡೋದಿಲ್ಲ ಅವರು. ಇವತ್ತು ತುಂಬ ಮಾಡೋರು, ನೀನು ಶಿಷ್ಯರು ಮಾಡಿ ಅಂತ ಹೇಳಿದರೆ ಮಾಡೋದಿಲ್ಲ, ಯೋಗ್ಯತೆ ಇಲ್ಲದವ್ರು ಹೇಳೋಕೆ ಹೋಗೋದಿಲ್ಲ. ಮಗು ನೀನು ಮಾಡಬೇಡ ಅಂತ ಹೇಳ್ತಾರಲ್ಲ, ಹಾಗೆ ದೊಡ್ಡವರೇ ಚಿಕ್ಕವರಿಗೆ ನೀವು ಮಾಡಬೇಡ ಅಂತ ಹೇಳ್ತಾರೋ ಆ ರೀತಿ ಇವರು ಒಪ್ಪೋದಿಲ್ಲ ಅದನ್ನೆಲ್ಲ. ತಮ್ಮ ಶಕ್ತಿ ಅದು, ಉಳಿದವ್ರಿಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದನ್ನು. ಯಾವ ಬಂಡೆ? ಸೋದೆ, ಸೋದೆಯಲ್ಲಿದೆ, ಧವಳಗಂಗಾ ತೀರದಲ್ಲಿ ದೊಡ್ಡ ಬಂಡೆ, ಹೀಗೆ ಒಂದು ಸ್ಲೋಪಿಯಲ್ಲಿದೆ. ನೋಡ್ಬೇಕು ನೀವು ಅದನ್ನು ನೋಡಿ, ಈ ಕಡೆಯಿಂದ ನೋಡಿದ್ರೆ ನೀವು ಯಾವ ಟೈಮೇ ಬೇಕಾದ್ರೂ ಬಿಡ್ಬೋದು ಅನಿಸುತ್ತೆ, ಗೊತ್ತಾಯ್ತಾ. ದೇವಸ್ಥಾನದ ಪಕ್ಕದಲ್ಲಿ ಕಾರ್ನರಿಗಿದೆ, ಧವಳಗಂಗೆಯ ಸರಿಯಾಗಿ ಇಟ್ಕೊಂಡ್ರೆ ಈ ನೈಋತ್ಯದ ಕಾರ್ನರಿಗೆ ಬರಬೇಕು. ಆ ಕಾರ್ನರಲ್ಲಿ ಭಾರಿ ದೊಡ್ಡ ಬಂಡೆ, ಆ ಬಿಲ್ಡಿಂಗ್ ಸೈಜ್ ಹತ್ರನೇ ಇದೆ. ಒಂದು ಯುಕ್ತಿ ಹೇಳಿದ್ನಲ್ಲ, ಅವ್ರಿಗೆ ಸಿಂಪಲ್ಲಾಗಿ ಒಂದು ವೇದಗಳು ಅಪೌರುಷೇಯ ಅಂತ ಹೇಳಬೇಕು. ಅದೆಲ್ಲ ತುಂಬ ವಾದಗಳಿದೆ, ಅದೆಲ್ಲ ಹೇಳಿದ ಜನಕ್ಕೆ ಅರ್ಥ ಆಗೋದಿಲ್ಲ. ಅವ್ರು ಒಂದು ವಾದ ಹೇಳಿಬಿಡ್ತಾರೆ, ವೇದಗಳು ಅಪೌರುಷೇಯ. ಯಾಕೆ ಆರು ದರ್ಶನಗಳಿರೋದು, ಸಾಂಖ್ಯ, ಯೋಗ, ನ್ಯಾಯ ವೈಶೇಷಿಕ, ಪೂರ್ವಮೀಮಾಂಸಾ, ಉತ್ತರಮೀಮಾಂಸಾ, ಅಥವಾ ಬೌದ್ಧ, ಜೈನ, ಸಾಂಖ್ಯ, ವೈಶೇಷಿಕ, ಪೂರ್ವಮೀಮಾಂಸಾ, ಉತ್ತರಮೀಮಾಂಸಾ, ಆರು ದರ್ಶನ ಇದೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಬೌದ್ಧಾದಿಗಳು ವೇದ ಬರೋದಿಲ್ಲ, ಬೌದ್ಧರು ಜೈನರು ವೇದ ಬರೋದಿಲ್ಲ. ಯಾಕೆ ದೇ ಡೋಂಟ್ ಅಕ್ಸೆಪ್ಟ್ ಇಟ್. ಅವರು ಬರೆದಿದ್ರು ಒಪ್ಕೊತಿದ್ರು, ಆದರೆ ಒಪ್ಪಿಲ್ಲ ಅಂದರೆ ಅವ್ರು ಬರೋದಿಲ್ಲ. ಅರ್ಥ ಆಯ್ತಾ? ಇನ್ನು ನ್ಯಾಯ ವೈಶೇಷಿಕರು, ಭೀಮಾಸ ಎಲ್ಲ ಒಪ್ತಾರೆ. ಇಲ್ಲಿ ಯಾರೇ ಒಬ್ಬರು ಬರೆದಿದ್ರು ಉಳಿದವ್ರು ಒಪ್ತಿದ್ದಿಲ್ಲ, ಒಬ್ಬರು ಉಳಿದವ್ರು ಯಾರೂ ಒಪ್ತಿರಲಿಲ್ಲ, ಎಲ್ಲರೂ ಒಪ್ತಾರೆ ಅಂದಮೇಲೆ ಯಾರೂ ಬರೋದಿಲ್ಲ ಅಂತ ಅರ್ಥ. ಇವ್ರು ನಾಲ್ಕು ಜನರು ಬರೋದಿಲ್ಲ, ಡಿಫರೆನ್ಸ್ ಗೊತ್ತಾಯ್ತಾ? ಅವರು ಬರೋದಿಲ್ಲ ಅಪೋನೆಂಟ್ಸು, ಇವರು ಬರೋದಿಲ್ಲ ಆಲ್ ಅಗ್ರಿ, ಬಟ್ ದೇ ಡಿಫರ್ ಇನ್ ಅದರ್ ಆಸ್ಪೆಕ್ಟ್ಸ್. ದೇರ್ ಫೋರ್ ಇವರು ಬರೆದ್ರಲ್ಲ ಅವರು ಬರೆದ್ರಲ್ಲ, ಯಾರೂ ಬರೋದಿಲ್ಲ ಅನ್ನೋದಕ್ಕೆ ಇವರು ಜಗಳನೇ ಪ್ರೂಫ್ ಅಂತ ಹೇಳಿಬಿಡ್ತಾರೆ. ವೇದದ ಬಗ್ಗೆ ಕಾಂಟ್ರವರ್ಸಿನೇ ಬರೋದಿಲ್ಲ, ಇಂಥ ಮಾತಾಡಬೇಕಾದ್ರೆ ಎಷ್ಟು ಜಾಣತನ ಇರಬೇಕು, ಎಷ್ಟು ಕನ್ವಿಕ್ಷನ್ ಇರಬೇಕು ಗೊತ್ತಾಯ್ತಿಲ್ಲ. ಸೊ ವೇದವನ್ನು ಬೈಯೋನು ಬೈಯೋದಿಲ್ಲ, ಫಾಲೋ ಮಾಡೋರು ತುಂಬ ಜನನು ಬೇರೆ ಒಟ್ಟಿಗೆ ಬೇರೆ ಸಾಧ್ಯ ಇಲ್ಲ. ಇನ್ನು ಕಾಮನ್ ಆಗಿದ್ದ ಮಾತ್ರ ಒಪ್ತಾರೆ, ಒಪ್ಪೋದಿಲ್ಲ. ಎಷ್ಟು ಒಳ್ಳೆ ಪವರ್ಫುಲ್ ಲಾಜಿಕ್ ಅದು. ಅಪೋಸಿಷನ್ ಒಪ್ಪಲೇಬೇಕಾಗ, ಬೇರೆ ಗಲಾಟೆ ಇಲ್ಲ. ಒಬ್ರು ಬರೋ ತಕ್ಷಣ ಉಳಿದ್ರೆ ಗಲಾಟೆ ಮಾಡಿಬಿಡ್ತಾರೆ, ನಿಮ್ಗೆ ಒಪ್ಪೋದಿಲ್ಲ ಅಂದ್ಬಿಡ್ತಿದ್ರು. ಆಲ್ ಆಫ್ ದೆಮ್ ಅಕ್ಸೆಪ್ಟ್ ಮೀನ್ಸ್ ದೇ ಹ್ಯಾವ್ ನಾಟ್ ರಿಟರ್ನ್ ಇಟ್ ಅಂತ. ಇಂಥವ್ ಬೇಕಾದಷ್ಟು ಉದ್ದು ಕದನೆ ಹೇಳ್ತಾವ್, ಭಾರಿ ತಮಾಷೆ ಮಾಡ್ತಾರ ಅವ್ರು, ಉಕ್ಕಾಬಟ್ಟಿ ಹ್ಯೂಮರ್ ಉಪಯೋಗಿಸ್ತಾರೆ. ಕೇಳಿದ ಜನ ಬಿದ್ದ ಬಿದ್ದು ನಗಬೇಕು ಅಂತ ಮಾತಾಡ್ತಾರೆ, ತಮಾಷೆ ಮಾಡ್ತಾರೆ. ಅಲ್ಲ ಯಾ, ನೀನು ಹೇಳ್ತಿ ಮಾತನ್ನ ಆ ಪುರಾಣದಲ್ಲಿಲ್ಲ, ಈ ಪುರಾಣದಲ್ಲಿ, ಯಾವ ಪುರಾಣದಲ್ಲೂ ಇಲ್ಲ, ಎಲ್ಲಿಂದ ಹೇಳ್ತಿ ಅಂತ ಕೇಳ್ತಾರೆ. ಕೊನೆಗೆ ಅವನು ಇಲ್ಲ ಸ್ವಾಮಿ ಭಾಳ ಯೋಚನೆ ಮಾಡ್ತೀನಿ ಅಂತ ಬಿಡು, ಯೋಚನೆ ಮಾಡಿ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಬಹುಶಃ 19ನೇ ಪುರಾಣದಲ್ಲಿ ಇರಬೇಕು ಬಹುಶಃ ಅಂತ ಗೊತ್ತಾಯ್ತಾ. ಸುಳ್ಳು ಹೊಡಿತಿ ಅಂತ ಅರ್ಥ, ಭಗವದ್ಗೀತೆ 19ನೇ ಅಧ್ಯಾಯದಲ್ಲಿ ಇರ್ಬೋದು ಬಹುಶಃ ಸುಳ್ಳು ಅಂತ ಅರ್ಥ ಗೊತ್ತಾಯ್ತಾ. ಈ ರೀತಿ ಮಾತಾಡಿ ಚಮತ್ಕಾರದಿಂದ ಮಾಡಿಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ನಿರ್ಗುಣ ಬ್ರಹ್ಮ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಏನೇನೋ ಕಾರಣ ಕೊಡ್ತಾರೆ. ಅವ್ರು ನಾವು ಹೇಳ್ತಾರೆ, ಎಂಥ ದಡ್ಡ ಇದ್ದಿ ನೀನೀಗ, ನೀನು ಕೊಡೋ ಕಾರಣ ಹೇಗಿವೆ ಗೊತ್ತಾ, ಕೊಡೋ ಒಂದೊಂದು ಕಾರಣ ಅಗೇನೆಸ್ಟ್ ಆಗಿದ್ದೀನಿ ನನಗೆ ಗೊತ್ತಾಯ್ತಾ. ಒಂದೊಂದು ಕಾರಣನೂ ಡಿಸ್ಪ್ರೂವ್ ಮಾಡ್ತಾ ಇವೆ, ನೀವು ಪ್ರೂವ್ ಮಾಡ್ತೀನಿ ತಿಳ್ಕೊಂಬಿಟ್ಟಿದ್ದಿ. ಎಷ್ಟು ತಮಾಷೆ ಮಾಡ್ತಾರೆ, ನೀನು ಮಾಡೋದು ಹೇಗಿದೆ ಗೊತ್ತಾ, ಒಂದು ಮಣ್ಣಿನ ಮೂರ್ತಿಗೆ ಪಂಚಾಮೃತಾಭಿಷೇಕ ಮಾಡಿದಾಗುತ್ತೆ ಅಂತಾರೆ ಗೊತ್ತಾಯ್ತಾ. ಮಣ್ಣಿನ ಮೂರ್ತಿ ಪಂಚಾಮೃತಾಭಿಷೇಕ ಮಾಡಿದಾಗುತ್ತೆ, ಏನಾಗುತ್ತೆ ಹೇಳಿ, ಅದು ಎಲ್ಲ ಕರಿಗೋಗ್ಬಿಡೋದು ಗೊತ್ತಾಯ್ತಾ. ನೀನು ಮತ್ತೆ ನೀನೇ ಖಂಡನೆ ಮಾಡ್ಕೊಂಡ್ಬಿಡ್ತೀವಿ ಹುಷಾರು ಅಂತ ಹೇಳ್ತಾರೆ. ಮಣ್ಣಿನ ಮೂರ್ತಿ ಪಂಚಾಮೃತಾಭಿಷೇಕ ಮಾಡಿರೋದು ಒಂದೇ, ನೀನು ಕೂಡ ಬ್ರಹ್ಮ ನಿರ್ಗುಣ ಆಧಾರ ಕೊಡ್ತೀಯಲ್ಲ, ಆಧಾರ ಕೊಟ್ಟ ತಕ್ಷಣ ಸಗುಣ ಆಗಿಬಿಡ್ತಾನು ಗೊತ್ತಾಯ್ತಾ. ಅಂದ್ಮೇಲೆ ಕೊಡೋದೆಲ್ಲ ಆಪೋಸಿಟ್ ಆಯ್ತಲ್ಲ, ಎಷ್ಟು ತಮಾಷೆಯಾಗಿ ಅಂತ ತೋರಿಸ್ತಾರೆ ಅಂದರೆ ಕೇಳಿದವರೆಲ್ಲ ಅವನು ತಾನೇ ಎತ್ತಬಾರ್ದು ಆ ರೀತಿ ಮಾಡಿಬಿಡ್ತಾನೆ. ಇದು ಭಾರಿ ಪವರ್ಫುಲ್, ಶಿಷ್ಯರಿಗೆ ಅರ್ಥ ಆಗುತ್ತೆ, ಅವನು ತಲೆ ಬಗ್ಗಿಸ್ತಾನೆ ಆ ರೀತಿ ಮಾಡ್ತಾನೆ. ಅಂಥದ್ದು ಸಾವಿರಾರು ಸಿಗುತ್ತೆ ಅವ್ರ ಗ್ರಂಥಗಳಲ್ಲಿ, ಸಾವಿರಾರು ಸಿಗುತ್ತೆ. ಭಾರಿ ತಮಾಷೆ, ಭಾರಿ ಪವರ್ಫುಲ್ಲು, ಜೋಕ್ಸ್ ಅಂತೇಳಿ ಲೈಟ್ ಮಾಡೋದಿಲ್ಲ, ಹೆವಿ ಒಳ್ಳೆ ಪವರ್ಫುಲ್ ಅಟ್ಯಾಕ್ ಮಾಡಿರ್ತಾರೆ ಅದನ್ನು. ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ವಾದವಿವಾದಕ್ಕೆ ಭಾರಿ ಖುಷಿ ಕೊಡತಕ್ಕಂಥ ರೀತಿಯಲ್ಲಿ ಗೆಲುವು ಬರುತ್ತೆ. ಯಾವುದು ಅದನ್ನು ಹೇಳ್ತಾರೆ, ಗಂಡಕಿ ನದಿ ಒಂದು ಪದ್ಧತಿ. ಗಂಡಕಿ ನದಿಯಲ್ಲಿ ಸಾಲಿಗ್ರಾಮ ಸಿಗೋದಲ್ಲ ಒಂದೇ, ಇನ್ನೆಲ್ಲೂ ಸಾಲಿಗ್ರಾಮ ಸಿಗೋದಿಲ್ಲ. ಅಲ್ಲಿ ಹೋದಾಗ ರಾಜರು ಏನು ಮಾಡ್ತಾರೆ ಗೊತ್ತೇನೋ, ಅವರು ರಾಜರ ಕಷ್ಟಡಿಯಲ್ಲಿರುತ್ತೆ, ಹೋದಾಗ ಅವರೇ ದಾನ ಮಾಡ್ತಾರೆ. ಅದು ಚಿನ್ನ ಇರುತ್ತೆ ಅಂತ ಪ್ರತಿ ಚಿನ್ನಗಿನ್ನ ತಕ್ಕೊಂಡ್ಬಿಟ್ಟು ಸಾಲಿಗ್ರಾಮ ಕೊಡ್ತಾರೆ ಅಂತ ಪ್ರತೀತಿ. ಇವರೊಂದು ದಾಮೋದರ ಕುಂಡ ಅಂತಿದೆ, ಅಲ್ಲಿ ಹೋಗಿ ಮುಳುಗಬೇಕು ಇವರು. ಅಲ್ಲಿ ಒಂದು ಇವಿರುತ್ತೆ ಸೂಕ್ಷ್ಮವಾದ ಒಂದು ಎಷ್ಟು ಗೊತ್ತಾ, ಜಿಗಣಿಗಿಂತ ಶಾರ್ಪವು, ಅವೊಂದು ಕಚ್ತಾ ಇರ್ತಾವೆ. ಅವು ಕೊಡದಾಗಲೇ ಸಾಲಿಗ್ರಾಮದಲ್ಲಿ ತೂತು ಬೀಳೋ, ರಂಧ್ರ ಬೀಳೋದು, ಚಕ್ರ ಬೀಳೋದು, ಅವು ಭಯಂಕರವು. ಅವು ಭಾಳ ಹುಷಾರ ತಗೋಬೇಕಂತ ಅಲ್ಲಿ, ಇದರಿಂದ ಅಲ್ಲಿ ಮಿನಿಮಮ್ ಜಾಸ್ತಿ ಸಿಗೋದು ಕಷ್ಟ. ಮಾದ್ರಾಸ್ ಅವಳು ಹೋದರು, ರಾಜ ಹೇಳಿದ, ಸ್ವಾಮಿ ನಿಮಗೆ ಬೇಕಾಷ್ಟು ಕಾಣಿಕೆ ಕೊಡ್ತೀನಿ ನಾನು, ಒಂದು ಕಂಡೀಷನ್ ಅಷ್ಟೇ, ಒಂದು ಸರ್ತಿ ಮುಡಿಗೆ ಎಷ್ಟು ತಗೋತೀರೋ ತೊಗೊಂಬಿಡಿ ಅಂತ ಹೇಳಿದ. ಒಂದು ಸರ್ತಿ ಮುಳುಗಬೇಕಷ್ಟೇ, ಎಷ್ಟು ಸಾರಿಗ್ರಾಮ ಸಿಗುತ್ತೋ ಅಷ್ಟು ನಿಮ್ಮದು ಅಂತ ಹೇಳಿಬಿಟ್ರು. ಆಗಲೇ ಮಾದ್ರಾಸ್ ಹೇಳಿದ್ರು, ಮ್ಯಾಕ್ಸಿಮಮ್ ತೊಗೋಬೇಕೀಗ, ಒಂದು ಸರ್ತಿ ಮ್ಯಾಕ್ಸಿಮಮ್ ತೊಗೋಬೇಕು. ಮುಳಿಗೆ ಎತ್ತರಂತೆ, ಮೈ ತುಂಬ ಸಾರಿಗ್ರಾಮ ಹೊತ್ಕೊಂಡ್ಬಿಟ್ಟಿದ್ದು ಅಂತ. ಕೈಯಲ್ಲ, ಮೈ ತುಂಬ ಬರೀ ಸಾಲಿಗ್ರಾಮಗಳೇನೆ, ರಾಜ ಗಾಬರಿ ಆಗಿಬಿಡ್ತಾರೆ, ಸುಮ್ಮನೆ ನಾನೇ ಕೊಟ್ಟರೆ ವಾಸಿ ಇತ್ತು, ಎಷ್ಟೊತ್ತು ತೊಗೊಂಡ್ಬಿಟ್ಟಿರೋ ಅಂತ ಹೇಳಿದ್ರು. ಅಂದರೆ ಈ ಥರ ಒಂದು ಮ್ಯಾಜಿಕ್, ಯಾವ ಮೈಗೆಲ್ಲ ಸಾರಿಗ್ರಾಮ ಮೇಲೆ ಕೆತ್ತಿದಾಗ ಎಷ್ಟು ಶಕ್ತಿ ಇರಬೇಕು, ಎಷ್ಟು ಸಾಮರ್ಥ್ಯ. ಅದು ಬರೀ ಹುಳು, ಇದು ಭಯಂಕರ, ಇದು ಬೇರೆ ಚೂರು ಕಡಿದ್ರು ಪ್ರಾಣ ಹೋಗ್ತಕ್ಕಂಥದ್ದು, ಏನೂ ಆಗದೆ ಎದ್ದು ಬರ್ತಾರೆ. ಇವೆಲ್ಲ ತಪಶಕ್ತಿ, ವಿವಿಧ ಮುಖಗಳು, ಇವೆಲ್ಲ ಕೂಡ ಎಷ್ಟು ಟೈಮ್ ಬೇಕು ಇವಕ್ಕೆಲ್ಲ ಕೂಡ ಯೋಚನೆ ಮಾಡಿ. ಅಂಥದ್ದು ಸರಿ ಸಹ ಮಾಡಿ ತೋರಿಸಿದ್ರು ಅಂದರೆ ಎಷ್ಟು ಗ್ರೇಟ್ ಆಗಿದ್ದರೂ ಯೋಚನೆ ಮಾಡ್ಬೋದು. ಅದು ಒಂದು ಪ್ರತೀತಿನೇ. ಸಾಮಾನ್ಯವಾಗಿ ಇವತ್ತು ಮಂಜುನಾಥ ಇದ್ದಾನಲ್ಲ, ಒಂದು ಮಂಗಳೂರಿನಲ್ಲಿ ಒಂದು ಜಾಗ ಇದೆ, ಅಲ್ಲಿತ್ತಂತೆ ಮೊದಲತ್ತು ಮಂಜುನಾಥ. ಈ ಮಂಜುನಾಥ ಧರ್ಮಸ್ಥಳದ ಪ್ರತಿಷ್ಠಾಪನೆ ಮಾಡಿದ್ರು ವಾದಿರಾಜಸ್ವಾಮಿಗಳು. ಇವತ್ತಿಗೂ ವೈಷ್ಣವರೇ ಪೂಜಾರರಲ್ಲಿ, ಶುದ್ಧ ಮಾಧ್ವರೇ ಪೂಜೆ ಮಾಡೋದು ಅದನ್ನು, ಇವತ್ತಿಗೂ ಬಿಡಿಸೋಕ್ಕಾಗಿಲ್ಲ ಅದನ್ನು. ಕಾರಣ ವಾದಿರಾಜ ಸ್ವಾಮಿಗಳ ಕೈಯಿಂದ ಬಂದಿದ್ದರಿಂದ ಹಾಗೆ ಉಳ್ಕೊ. ನಾವೆಲ್ಲ ಶಿವನ ವಿರೋಧಿಗಳಲ್ಲ, ಮಾಧ್ವರ ಶಿವಪೂಜಕರೇ ಆಗಿದ್ದ, ಸರ್ವೋತ್ತಮತ್ವೇನ ಪೂಜೆ ಮಾಡೋದಿಲ್ಲ, ಜೀವೋತ್ತಮತ್ವೇನ ಪೂಜೆ ಮಾಡೋದಿಲ್ಲ ಹೊರತು, ಶಿವನ ಆರಾಧನೆ ಮಾಡೇ ಮಾಡ್ತೇವೆ ಅಂತ ಹೇಳೋದಕ್ಕೆ ಮಾಡಿದರು. ಧರ್ಮಸ್ಥಳ ಶಿವನ ಸ್ಥಳ, ಅವ್ರು ಮಾದರಿ ಪ್ರತಿಷ್ಠಾಪನೆ ಅಷ್ಟು ಸಿದ್ಧಿ ಅದಕ್ಕೆ. ಇವತ್ತು ಬಹುಶಃ ಅತಿ ದೊಡ್ಡ ಕ್ಷೇತ್ರಗಳು ಸೇರು ಧರ್ಮಸ್ಥಳ. ಅದಕ್ಕೆ ಕಾರಣ ವಾದಿರಾಜ ಸ್ವಾಮಿಗಳ ಒಂದು ಯಾರು ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಅವ್ರ ತಪಸ್ಶಕ್ತಿ ಮೇಲೆ ಸನ್ನಿಧಾನ ಬರ್ತದೆ. ವಾದಿರಾಜ ಸ್ವಾಮಿ ಮಾಡಿದ್ದಕ್ಕೆ ಅಷ್ಟು ಸಿದ್ಧಿ ಬಂದಿರೋದು. ಧರ್ಮಸ್ಥಳದಲ್ಲಿ ಸಿದ್ಧಿ ಬಂತು, ನ್ಯಾಯಧರ್ಮ ಉಳ್ಕೊಳ್ಳೋ ಒಂದು ಕ್ಷೇತ್ರ ಕೂಡ ಆಯಿತು. ಇದು ವಾದಿರಾಜ ಸ್ವಾಮಿಗಳ ಒಂದು ಸಿದ್ಧಿನೇ ಅದೆಲ್ಲ ಕೂಡ. ಅವರು ಶಿವನಬ್ಬಲಿಂಗ ಪ್ರತಿಷ್ಠಾಪನೆಯನ್ನು ಸೋದೆಯಲ್ಲೂ ಮಾಡಿದ್ದಾರೆ, ಅಲ್ಲೂ ಶಿವಲಿಂಗ ಇದೆ. ಇದು ಅನೇಕ ಕಡೆ ಮಾಡಿರೋದ್ರಿಂದ ವೈಷ್ಣವರಿಗೆ ಶಿವನ ಮೇಲೆ ಭಕ್ತಿ ಇದೆ ಅಂತ ಪ್ರೂವ್ ಮಾಡಿ ತೋರಿಸಿದ್ರು ಅಷ್ಟೇ. ಧವಳಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸೈ ಗುರುಮುನಿಕುಲೋತ್ತುಂಗ, ಅದೆಲ್ಲ ಮಾತು ಬಂದಿದೆ ಅದರಲ್ಲಿ, ಅದಕ್ಕೆ ಹಾಗೆ ಮಾಡಿರೋದು. ಇಲ್ಲ, ಮಠದಲ್ಲೇ ಎಷ್ಟು ಇಟ್ಕೋ, ಎಷ್ಟೋ ದಾನ ಮಾಡ್ತಾರೆ ಮಠದಲ್ಲಿ ಇಟ್ಕೋತಾರೆ, ತುಂಬ ಸಾರಿಗೆ ಮಠದಲ್ಲಿದೆ, ವೆರೈಟಿ ಸಾರಿಗ್ರಾಮಗಳು. ಅದನ್ನೇ ತುಂಬ ದಾನ ಮಾಡ್ತಾರೆ. ಹಿಂದಿನ ಕಾಲ ಸಾಮಾನ್ಯವಾಗಿ ಯತಿಗಳೇ ಕೈಯಿಂದ ಬಂದರೆ ಭಾರಿ ಶ್ರೇಷ್ಠ ಅಂತ ಜನ ಇಷ್ಟಪಡ್ತಾರೆ, ಭಕ್ತರು ತುಂಬ ಜನ. ಅದು ಅವ್ರ ಸಾಮಾನ್ಯ ಅವರೆಲ್ಲ ಅದಕ್ಕೋಸ್ಕರ ತೊಗೊಂಡು ಕೊಟ್ಟು ಹಾಕಿಬಿಟ್ರೆ ಅಷ್ಟೇ. ಅಲ್ಲೂ ಸಾಲಿಗ್ರಾಮ ಸರ ಮಾಡಿಸಿ ಹಾಕಿದ್ದಾರೆ, ಸಾಲಿಗ್ರಾಮ ಸರಣೆ ಮಾಡಿಸಿ ಹಾಕಿದ್ದಾರೆ. ಅದೇನು ಗೊತ್ತಾ, ತಮ್ಮ ಕಾಣಿಕೆ ಅಂತ ಹೇಳಿಬಿಟ್ಟು ಅನೇಕ ಭಕ್ತರು ಕೊಟ್ಟ ಸಾಲಿಗ್ರಾಮ, ಹೀಗೆ ತಂದ ಸಾಲಿಗ್ರಾಮಗಳನ್ನು ಸೇರಿಸಿಬಿಟ್ಟು ಇವತ್ತು ಸರ ತೋರಿಸ್ತಾರೆ. ಅದು ತಿರುಪತಿಯಲ್ಲಿ ವಾದಿರಾಜ ಕೊಟ್ಟ ಸರ ಅಂತಲೇ ತೋರಿಸ್ತಾರೆ, ಅಂದರೆ ಅದು ಬರೀ ಕಥೆಯಲ್ಲ, ಫ್ಯಾಕ್ಟ್ ಅದು. ವಾದಿರಾಜ ಸ್ವಾಮಿಗಳು ಕೊಟ್ಟ ಸಾಲಿಗ್ರಾಮಗಳ ಮಾಲೆ ಅಂತಲೇ ತೋರಿಸ್ತಾರೆ. ಅಂದರೆ ಎಷ್ಟು ರೀತಿ ಮುಖದಲ್ಲಿ ಸೇವೆ ಮಾಡಿಸ್ತಾರೆ. ಎಲ್ಲ ಸಾಲಿಗ್ರಾಮ ಹಾಕಿದ್ದಲ್ಲ, ಕೆಲವು ದಾನ ಕೊಟ್ಟರು, ಕೆಲವು ಹಾಕಿದ್ದಾರೆ. ಹೌದು ಹೌದು, ವಾದಿರಾಜ ಸ್ವಾಮಿ ಎದುರಿಗೆ ವೇದವ್ಯಾಸ ದೇವರಿದ್ದಾರೆ, ವಿಜಯೇಂದ್ರ ಸ್ವಾಮಿ ಎದುರಿಗೆ ನಾರಾಯಣ ದೇವರಿದ್ದಾರೆ ಕುಂಭಕೋಣದಲ್ಲಿ. ಗೊತ್ತಾಯ್ತಾ? ಅದೊಂದು ವಿಶೇಷ, ಕೆಲವು ಕಡೆಗೆ ವಿಶೇಷಗಳನ್ನು ಕಾಣುತ್ತೇವೆ. ಅದೊಂದು ಗೌಕವನ್ನಾಗಿ ಉಪಯೋಗಿಸ್ತಾರೆ ಇವರು. ಸಾಕ್ಷಾತ್ ವೇದವ್ಯಾಸ ದೇವರೇ ಎದುರಿಗಿದ್ದಾರೆ, ವಿಶೇಷ ವೇದವ್ಯಾಸರ ಆರಾಧಕರು ಅಂತ ಮಹಾಭಾರತ ಲಕ್ಷಾಲಂಕಾರ ಬರೆದಿದ್ದಾರೆ, ತಾತ್ಪರ್ಯ ಭಾವಪ್ರಕಾಶಕ್ಕೆ ಬರೆದಿದ್ದಾರೆ. ಅದು ಸೂಚನೆ ಅಂತ ಭಾವಿಸಿದರೆ ಆಯಿತು, ಎರಡು ಪಕ್ಷದವರಿಗೂ ಅನುಕೂಲನೇ ಅದೆಲ್ಲ. ಅವರೇ ಪ್ರತಿಷ್ಠಾಪನೆ, ಹೌದು ಹೌದು, ಅವರೇ ಪ್ರತಿಷ್ಠೆ, ಬೇರೆಯವ್ರ ಪ್ರತಿಷ್ಠಾಪನೆ ಅವರೇ ಕೊಡ್ತಾರೆ, ಅವರೇ ಪ್ರತಿಷ್ಠಾಪನೆ ಮಾಡಿ. ಆ ರೀತಿ ಪ್ರತಿಷ್ಠಾಪನೆ ಅಲ್ಲಿ ಮಾಡಿದ್ದಾರೆ, ಸೋದೆಯಲ್ಲಿ ಮಾಡಿದ್ದಾರೆ, ಕೆಲವು ಕಡೆಗೆಲ್ಲ ಕೆಲವು ಕೆಲವು ವಿಗ್ರಹ ಮಾಡಿದ್ದಾರೆ. ಅದು ಒಂದು ಮೂರ್ತಿಗಳಂತೂ ತುಂಬ. ಇನ್ನೊಂದು ವಿಶೇಷ ಅಂದರೆ ಉಡುಪಿಯ ಅಷ್ಟಮಠಗಳಲ್ಲಿ ಆಚಾರ್ಯ ಕೊಟ್ಟ ವಿಗ್ರಹಗಳಿವೆ, ಎಲ್ಲರಿಗೂ ಗೊತ್ತದು ಪಟ್ಟದ್ದೇವರಿಗೂ ಅಂಥೇಳಿ. ವಾದಿರಾಜ ಸ್ವಾಮಿಗಳು ಹೈಗ್ರೀವ ಮೂರ್ತಿಗಳನ್ನು ಎಂಟು ಮಾಡಿಸಿಬಿಟ್ಟು ಒಂದು ತಮ್ಮ ತಿಂಗಳು ಉಳಿದ ಏಳು ಮಠಕ್ಕೆ ಕೊಟ್ಟಿದ್ದಾರೆ. ನಿತ್ಯ ಉಡುಪಿ ಎಲ್ಲ ಮಠದಲ್ಲೂ ವಾದಿರಾಜರು ಹೈಗ್ರೀವರ ಪೂಜೆ ಆಗುತ್ತೆ. ಎಲ್ಲ ಮಠಕ್ಕೂ ಹೈಗ್ರೀವ ದೇವರು ಒಂದು ಕೊಟ್ಟು ವಾದಿರ ಅದು ತಾವೇ ಮಾಡಿದ್ದು, ಮತ್ತೆ ತಾವೇ ಸ್ವತಃ ಮಾಡಿಸಿಕೊಟ್ರು ಅಂತ ಹೇಳಿದ್ದಾರೆ. ಅವರಿಗೆ ಅರ್ಥ ಶಿಲ್ಪಕಲೆಯಲ್ಲೂ ಅಪರಾಧವಾದ ನೈಪುಣ್ಯ ಇತ್ತು. ಅವ್ರು ಮಾಡಿದ್ದನ್ನು ಉಳಿದು ಅಕ್ಸೆಪ್ಟ್ ಮಾಡಿದರು ಅಂದರೆ ಅಷ್ಟಮಠಕ್ಕೂ ಕೂಡ ಅಕ್ಸೆಪ್ಟೇಬಲ್ ಆಗಿದ್ದರು. ಅದು ಎಲ್ಲರೂ ಅವರು ಹಂಗೆ ತಮ್ಮ ಹಿರಿಯರು ಗುರುಗಳು ಅಂತ ಅಕ್ಸೆಪ್ಟ್ ಮಾಡಿದರು ವಾದಿರಾಜ ಸ್ವಾಮಿಗಳನ್ನು. ಇವತ್ತು ನಿತ್ಯ ಪೂಜೆ ಮಾಡ್ತಾರೆ ಹೇಗ್ರಿ ದೇವ್ರ ಪೂಜೆ, ಎಲ್ಲ ಮಠದಲ್ಲೂ ನಿತ್ಯ ಪೂಜೆ ನೋಡ್ಬೋದು ನೀವು. ಅದನ್ನು ಅದು ಹೇಳಿದ್ದಲ್ಲ, ಅದು ತೀರ್ಮಾನ ಆಗ, ಅದು ನಂಬಿಕೆ ತೀರ್ಮಾನ ಎರಡು ಬೇಕಾಗ್ತದೆ. ಅದು ಹೇಳೋಕ್ಕಾಗಲ್ಲ, ಎರಡು ವಾದ ಮಾಡ್ಬೋದು. ಮಧ್ವಾಚಾರ್ಯ ಸರಿಸಮಾನದ ಒಂದು ವಾದ ಮಾಡಿದ್ರೆ ಭರಮಾನ ಗ್ರಹ ಪಾತ್ರ ಅಂತ ಹೇಳಿದ್ರೆ ಮುಗಿದು, ಎರಡು ವಾದ ಕರೆಕ್ಟ್. ಆ ತೀರ್ಮಾನ ಮಾಡೋಕ್ಕೆ ಪ್ರೂಫ್ ಇಲ್ಲ, ಅದಕ್ಕೆ ಅವ್ರ ನಂಬಿಕೆಯೇ ಫೈನಲ್ ಆಗ. ಆ ವಿವಾದಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಬೇರೆ ಇಂಪ್ಯಾಕ್ಟ್ ಕಳ್ಕೊಂಡ್ಬಿಡ್ತೀವಿ, ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಗೊತ್ತಾಯ್ತಿಲ್ಲ, ಅವ್ರ ಹಿರಿಮೆಯೆಲ್ಲ ಸೆಕೆಂಡರಿ ಆಗಿಬಿಟ್ಟು ಆ ಗಲಾಟೆ ಮುಖ್ಯ ಆಗಿಬಿಡುತ್ತೆ, ಅದು ಮುಖ್ಯ ಆಗಬಾರದು. ಇವತ್ತು ನಡೆದಿರೋದು ಹಾಗೇನೆ, ವಾದಿರಾಜ ಸ್ವಾಮಿಗಳ ಬಗ್ಗೆ ಅತಿರೇಕದ ವಾದ ಬಂದಿದ್ದರಿಂದ ಒಂದು ಗುಂಪು ಬೇರೆ ಏನು ಕೆಲಸ ಮಾಡೋದಿಲ್ಲ, ಬರೀ ರುಜುಗಳು ಅಂತೇಳಿ ಅಷ್ಟೇ ಕೆಲಸ ಮಾಡೋದು. ಗೊತ್ತಾಯ್ತಿಲ್ಲ, ಅದೊಂದೇ ನಮ್ಮ ಜೀವನದ ಗುರಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಉಳಿದ ಗ್ರಂಥ ಎಲ್ಲ ಬಿಟ್ಟು ಹಾಕಿಬಿಡ್ತಾರೆ, ಅದು ಪದ್ಧತಿ ಆಗ್ತದೆ. ಇನ್ನೂ ಗುಂಪಿನವರು ವಾದಿರಾಜ ಗುರು ಅಲ್ಲ ಅನ್ಬೇಕಲ್ಲ, ಅವ್ರು ಹಾಗೆ ಬರೀತಾರೆ, ಹೀಗೆ ಆಕ್ಷೇಪ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಎಷ್ಟು ಡೇಂಜರಸ್ ಗೊತ್ತಾ, ಅವೆಲ್ಲ ಕೂಡ ಇಲ್ಲ ದೋಷ ಹುಡುಕೋದು ಅವರಲ್ಲಿ, ತಪ್ಪಾಗಲಿಲ್ವಾ ಇದು? ಅದು ಎಕ್ಸ್ಟ್ರೀಮ್ಗೆ ಹೋಗಬಾರ್ದು ಯಾವಾಗಲೂ ಕೂಡ. ಅವ್ರ ಮಾನ್ಯತೆಯ ಬಗ್ಗೆ ಇನ್ನೊಂದು ಮಾತಾಡೋದು, ದೂಸರ ಮಾತಿಲ್ಲ ಅಂತಾರಲ್ಲ ಆಟೆ, ಅದು ಗ್ರೇಟ್ ಅಂದರೆ ಗ್ರೇಟೇ, ವೆದರ್ ಯು ಅಕ್ಸೆಪ್ಟ್ ಹಿಮ್ ಆರ್ ನಾಟ್ ಈಸ್ ಗ್ರೇಟ್. ಗೊತ್ತಾಯ್ತಾ? ಅದಕ್ಕೆ ಇದು ಈ ಬೇರೆ ಗಲಾಟೆಯಿಂದ ಅದನ್ನ ಗ್ರೇಟ್ನೆಸ್ಗೆ ಅಫೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ಯಾವಾಗಲೂ. ನಮ್ಮಲ್ಲಿ ಹಾಗಾಗಿಬಿಟ್ಟೆ ಇವತ್ತು ಸಮಾಜ ಒಡೆತ ಒಡೆಯುತ್ತ ಶುರುವಾಗಿಬಿಡುತ್ತೆ. ಯಾವಾಗ ನಿಮ್ಮ ನಂಬಿಕೆ ನೀವು ಇಟ್ಟುಕೊಳ್ಳಿ, ಏನು ತಪ್ಪಲ್ಲ. ಉಳಿದವ್ರು ಹೇರೋದಕ್ಕೆ ಹೋಗಬಾರ್ದು ಕೆಲವನ್ನು, ಪ್ರೂಫ್ ಕೊಟ್ಟರೆ ಓಕೆ, ಕೊಡದೆ ಹೋದ ನಂಬಿಕೆ ಬಿಡಬೇಕಾಗಿಲ್ಲ, ಇನ್ನೊಬ್ರು ಒಪ್ಪಿ ಅಂತ ಹೇಳೋದಕ್ಕೆ ಹೋಗಬಾರ್ದು, ಆವಾಗ ಗಲಾಟೆ ಶುರುವಾಗುತ್ತೆ. ಮತ್ತೆ ಅದನ್ನು ಮಾಡಬಾರ್ದು. ನಮ್ಮ ಸಮಾಜದಲ್ಲಿ ಇವತ್ತು ಎಷ್ಟಿಂಥ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದರೂ ಕೂಡ ನಾವು ಇವತ್ತು ಮೇಲಕ್ಕೆ ಬರದೇ ಇರೋದಕ್ಕೆ ಕಾರಣ ಅಂದರೆ ಈ ಡಿಸ್ಟ್ರಕ್ಟಿವ್ ಅಪ್ರೋಚೇ ಕಾರಣ ಆಗಿರೋ. ಅದು ಇಟ್ಕೊಳ್ಳೋಕೆ ಹೋಗಬಾರ್ದು, ಯಾವುದನ್ನು ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಪ್ರಾಬ್ಲಮನ್ನು ನಾವು ಟಚ್ ಮಾಡೋಕ್ಕೆ ಹೋಗಬಾರ್ದು ಯಾವಾಗ. ಗೊತ್ತಾಯ್ತಾ? ಅಂಥದ್ದನ್ನೇ ಟಚ್ ಮಾಡಿಕೊಂಡು ಇವರು ಪುಸ್ತಕ ಬರೀ, ಅವ್ರ ಪುಸ್ತಕ ಬರೀ, ಇವರು ಬರೀ ಅವರು ಬರೀ, ಬರೀ ದೋಣರಿಗೆ ಏನಿಸುತ್ತೆ, ಬರೀ ದೊಡ್ಡವರೇ ಅಲ್ಲ ಅನಿಸ್ಬಿಡುತ್ತೆ ಕೊನೆಗೆ. ಗೊತ್ತಾಯ್ತಿಲ್ಲ, ಹಾಗೆ ಮಾಡಬಾರ್ದು, ಭಾಳ ತಪ್ಪಾಗಿಬಿಡುತ್ತೆ. ಸಮಾಜಕ್ಕೂ ದ್ರೋಹ, ನಮಗೆ ದ್ರೋಹ. ಮೊದಲು ನಮ್ಮ ಉದ್ಧಾರ ಆಗೋರು ಬಂದು ಅಧಪತನ ಸಿಕ್ಬಿಡುತ್ತೆ, ಮಾಡಬಾರ್ದು ಹಾಗೆಲ್ಲ. ಹಾಂ, ಅದನ್ನೆಲ್ಲ ಪೂರ್ತಿ ಮಾತೇ ಎತ್ತಬಾರ್ದು. ನಾನು ಕೇಳಿದರೆ ಆ ವಿಷಯ ಬಿಟ್ಬಿಡ್ಬೇಕು, ಒಪ್ತಿರೋ ಒಪ್ಪಿ, ಬಿಡ್ತಿರೋ ಬಿಡಿ, ಡೋಂಟ್ ಕ್ವಾರಲ್ ಅಷ್ಟು. ಕಳೀತಾ? ಆ ಭಾವನೆ ಮಾಡಿ. ಹಾಂ, ಅದು ಯಾವುದು ಮಾಡೋದಕ್ಕೊಂದು ಕಾರಣ ಇದೆ. ಈ ಉಡುಪಿ ಕಡೆಗೆಲ್ಲ ಭೂತಗಳ ಆರಾಧನೆ ಭಾರಿ ಜಾಸ್ತಿ. ಉಡುಪಿ ಕಡೆಗೆಲ್ಲ ವೈಷ್ಣವರು ಭೂತಗಳು ಪೂಜೆ ಮಾಡ್ತಾರೆ, ಎಷ್ಟೋ ಜನ ಬಿಟ್ಟಿಲ್ಲ. ವಾದಿರಾಜಸ್ವಾಮಿಗಳು ಏನು ಮಾಡಿದ್ರು ಗೊತ್ತಾ? ಅದಕ್ಕಾಗಿ ಈ ಭೂತಾರಾಧನೆ ಬಿಡಿಸಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ. ಮಾಡಬೇಕು ಶಾಸ್ತ್ರ ಬಿಡಬಾರ್ದು. ಅದಕ್ಕೇನು ಮಾಡಿದರು? ವೈಷ್ಣವ ಭೂತಾರಾಧನೆ ತಂದರು. ವೈಷ್ಣವ ಭೂತಾರಾಧನೆ ಮಾಡಿಸಿದ್ರಿಂದ ಭೂತಗಳ ಅಕ್ಸೆಪ್ಟೆನ್ಸು ಬಂತು, ಅವೈಷ್ಣವ ಭೂತಗಳನ್ನು ತೆಗೆದು ಹಾಕಿಬಿಟ್ರು. ಅವು ಹೊಸ ಸಾಧನೆ ಅದು. ಇವತ್ತು ನೀವು ಉಡುಪಿ ದಕ್ಷಿಣ ಕನ್ನಡಕ್ಕೆ ಹೋದ್ರೆ ಗೊತ್ತಾಗುತ್ತೆ, ಭೂತಗಳ ಇಂಪ್ಯಾಕ್ಟ್ ಭಾರಿ. ದೇವ್ರ ನಂಬೋದಕ್ಕಿಂತ ದೆವ್ವನ್ ನಂಬೋದೇ ಜಾಸ್ತಿ ಇದೆ ಜನಗಳು. ಗೊತ್ತಾಯ್ತಾ? ಅದಕ್ಕೆ ಅವ್ರು ಏನು ಮಾಡಿದರು? ಆ ಮಾಸದಲ್ಲಿ ಸಾಮಾನ್ಯರಿಗೆಲ್ಲ ಅರ್ಥನೇ ಆಗೋದಿಲ್ಲ, ಅದೆಲ್ಲ ಕೂಡ ವಾಕ್ಯಾರ್ಥ ಬರೋದಿಲ್ಲ ಅವರಿಗೆ. ಅದು ಭೂತರಾದರು, ವೈಷ್ಣವ ಭೂತರಾದರು ಅಂತ ಮಾಡಿದ್ದಕ್ಕೆ ಭೂತಗಳ ಗೌರವನ ಉಳ್ಕೊಂಡಿತ್ತು, ಕೆಟ್ಟ ಭೂತಗಳ ಬಗ್ಗೆ ಆಧಾರ ಹೊರಟೋಯ್ತು. ಆ ಥರ ಬ್ಯಾಲೆನ್ಸ್ ಮಾಡಿ ತೋರಿಸಿದರು. ಅದು ಭಾಳ ಗ್ರೇಟ್ ಅಚೀವ್ಮೆಂಟ್ ಅವೆಲ್ಲ ಕೂಡ. ಹೇಳಿದ್ರೆ ಅದೆಲ್ಲ ಬಾವಿಗಳ ತಡ್ಡೆ ನಮಗೆ ಬೇಡ ಈಗ. ಗೊತ್ತಾಯ್ತಾ? ನೋ ಬಾವಿ ಅಟ್ ಆಲ್, ಹೋಗಿದ್ರು ಸಮುದ್ರ ಸಾಕು. ಮತ್ತೆ ಹೊತ್ತಾಗುತ್ತೆ, ಬೇರೆ ಕಾರ್ಯಕ್ರಮ ಇದೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.